అంతఃకరణమో గణిత రాగే కదా అంతఃకరణమో గణిత
ಇಲ್ಲಿ ಅಂಬುಕಣಗಳು ಪಾರ್ಥಿವಾದಿ ರಜಾಂತಿ ಋಗ್ವೇದ ಮಂತ್ರದ ಅರ್ಥವನ್ನು
ಹಲವೆರು ಪಾದಗಳಿಗೆ ಹೇಳಿದ್ದಾರೆ. ಸೊ ಆನಂತ್ಯ ಅಂದ್ರೆ ಯಾವ ಲಕ್ಷಣ? ವಿಷ್ಣುವಿನ ಲಕ್ಷಣ. ಮತ್ತೆ ಪರೋಪಾತ್ರಯ ಎಲ್ಲಾರು ಭಾಗ, ಮಾತ್ರಯ ಪರಹ, ಎಲ್ಲ ಮಾತ್ರ ಅಂದ್ರೆ ನಿಮಗೆ ಅವೋ ಅನೇಕಗಳಿದೆ ಇರ್ತಕ್ಕಂಥ ಯಾರು ವಿಷ್ಣು ಒಂದೇ. ಉಳಿದವರೆಲ್ಲ ಒಂದು ವ್ಯಾಪ್ತಿ ಏನು ಹೇಳ್ಬೋದು? ಒಂದು ಎಂಡ್ ಹೇಳ್ಬೋದು. ವಿಷ್ಣು ವ್ಯಾಪ್ತಿಗೆ ಏನಿಲ್ಲ, ಎಂಡಿಲ್ಲ. ಸೊ ಆನಂತ್ಯ ಅಂದ್ರೆ ವಿಷ್ಣು ಚಿಕ್ಕವಾದಂಥ ಒಂದು ಲಕ್ಷಣ. ಅದನ್ನು ಆಕಾಶಕ್ಕೆ ಹೇಳಿರೋದ್ರಿಂದ ಇದು ಈ ಆಕಾಶಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಯಾರಿಗೆ ಸಂಬಂಧಪಟ್ಟಿದೆ? ವಿಷ್ಣು ಸಂಬಂಧಪಟ್ಟಿದೆ. ಇತ್ಯಾದಿನ ಸಂಚಯಿ ತನ್ನಿಂಗಂ, ಇದು ವಿಷ್ಣುವಿನ ಒಂದು ಲಕ್ಷಣವಾಗಿದೆ, ಬೇರೆ ಒಂದಲ್ಲ. ಅನಂತೋ ಭಗವಾನ್ ಬ್ರಹ್ಮ ವಿದ್ಯಾಭಿ ಪದೈ ದೇವಿಕ
ಇದ್ದಾನೆ.
ಮಹಾಭೋಗ ಇದೆ ಅಂತೇಳಿ ಈ ಪ್ರಾಣ ಯಾರು ಅಂತ ಸ್ತ್ರೀ ಮತ್ತು ಲಕ್ಷ್ಮಿ ಆತರ ಪತ್ನಿಯರೋದ್ರಿಂದ ರಾಜದೇವರಿಗೆ ಸ್ತ್ರೀ ಮತ್ತು ಲಕ್ಷ್ಮಿ ಪತಿಯರು ಪತ್ನಿಯರೇ ಅಲ್ಲ. ಸೇರ್ಪೋ ಸ್ತ್ರೀ ಪತ್ನಿ ಲಕ್ಷ್ಮೀ ಪತ್ನಿ ಆಗಿರ್ತಕ್ಕಂಥ ಪ್ರಾಣ ಅಂದ್ರೆ ಯಾರು? ಲಕ್ಷಾತ್ರಿಯರಿ. ಇದನ್ನ ಹೆಸರು ತೋರಿಸ್ತಾರೆ ಅಂದ್ರೆ ಎಲ್ಲಾದ್ರಿಂದ ವಿಷಯಗಳು ಬಂದಾಗ ಹಿಂದೆ ಮುಂದೆ ಸರಿಯಾಗಿ ನೋಡಿ ಅದು ಯಾರಿಗೆ ಅಪ್ಲೈ ಆಗುತ್ತೆ ಕಷ್ಟ ಅರ್ಥ ಆಗುತ್ತೆ ಅಂತ. ಹುಡುದವ್ರು ಏನು ಅರ್ಥ ಮಾಡ್ಕೊಂಡ್ಬಿಟ್ರು, ಏಕೋ ರುದ್ರೋರ ದ್ವಿತಿ ಆಯತಸ್ಥೆ, ರುದ್ರದೇವ್ ಒಬ್ಬರೇ ಇದ್ರು ಬೇರೆ ಇರಲಿಲ್ಲ ಅಂತ ಹೇಳಿರೋದ್ರಲ್ಲೋ ಈಶ್ವರ ಮುಂದೆ ಹಿಂದೆ ಮುಂದೆ ನೋಡ್ಬೇಕಲ್ಲ, ನೋಡಿದಾಗ ಏನಂತ ಅರ್ಥ ಆಗುತ್ತೆ. ಇವೆಲ್ಲ ಸಲ್ಲಿಂಗ ಹೆಸರಿಗೆ ಬ್ರಹ್ಮಸೂತ್ರ ಇಲ್ಲಿ ಮಾಡ್ತದೆ ಸೂತ್ರ ಇದೆ ಫಾರಂಲ. ಈ ಫಾರಂಲ ಏನು ಮಾಡ್ಬೇಕು, ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಲ್ಲೆಲ್ಲಿಂದ ವಿಚಾರ ಬರುತ್ತೋ ಅಲ್ಲೆಲ್ಲ ತಕ್ಷಣ ಏನು ಮಾಡಬೇಕು, ಆಯಾ ದೇವತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾರೆ ಅವರಲ್ಲ ವಿಷ್ಣುವೇ ಆಗಿದ್ದಾನೆ. ಕಾರಣ ಏನೋ ಸಲ್ಲಿಂಗ ವಿಷ್ಣುವಿನ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಶ್ರೀಶ್ಯ ಲಕ್ಷ್ಮೀಶ್ಯೇ ಲಕ್ಷ್ಮೀಶ್ಯ ಪತ್ನಿಯು ಅಹೋರಾತ್ರೇ ಪಾರ್ಶ್ವೇ, ಅಹೋರಾತ್ರಿಗಳು ಪಕ್ಕದಲ್ಲಿದ್ದಾರೆ ಇತ್ಯಾದಿ ಸಲ್ಲಿಂಗಾದೇವ. ಅಲ್ಲಿ ನೋಡಿ ಆಕಾಶ ಸಲ್ಲಿಂಗ ಅಂತದ್ದು ಮತ್ತೆ ಅತಯವ ಪ್ರಾಣ ಅಂತ ಸಲ್ಲಿಂಗ ಆಕಾಶ ವಿಷ್ಣುದೇವ. ಆ ಲಕ್ಷಣ ಹೊಂದಿರೋದ್ರಿಂದ ಆಕಾಶ ಶಬ್ದ ವಾಚನಾದರೂ ವಿಷ್ಣುವೇ ಆಗಿದ್ದಾನೆ ಅಂತ ಹೇಳಿ ಅತಯವ ಆದ್ದರಿಂದಲೇ ಪ್ರಾಣವಾಮನೆ ಆದ್ದರಿಂದಲೇ ಅಂದ್ರೇನು ಸಲ್ಲಿಂಗಾದೇವ ಹಿಂದೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸಲ್ಲಿಂಗಾದೇವ ಆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇಲ್ಲಿರೋದ್ರಿಂದಾನೆ ಈ ಪ್ರಾಣ ಯಾರಾಗಿರಬೇಕು, ವಿಷ್ಣುವಾಗಿರಬೇಕು. ಅರ್ಥ ಆಯ್ತಾ? ಸಲ್ಲಿ ಅತಯವ ಹಿಂದಿನ ವಾಕ್ಯದಿಂದ ತಗೊಳ್ಬೇಕು ಅದನ್ನೇ ಆಚಾರ್ಯ ಇತ್ಯಾದಿ ಸಲ್ಲಿಂಗಾದೇವ ಭಾಷ್ಯ ಅತಯವ ಶಬ್ದಕ್ಕೆ ಅರ್ಥ. ಆದ್ದರಿಂದಲೇ ಬಂದು ಯಾವುದರಿಂದಲೇ ಹಿಂದಿನ ಸೂತ್ರದಲ್ಲಿ ಬಂದ ಲಕ್ಷಣ ಇದೆ ಅದೇ ಕಾರಣದಿಂದಲೇ ಇತಿ ಪ್ರಾಣ. ಅಲ್ಲಿ ಬಸ್ ಲೇಟ್ ಆಯಿತು, ಇವರು ಅದಕ್ಕೆ ಲೇಟ್ ಆಯಿತು, ಇವರು ಅದಕ್ಕೆ ಲೇಟ್ ಆಯಿತು ಅಂದ್ರೆ ಬಸ್ ಲೇಟ್ ಆಗಿದ್ದಕ್ಕೆ ಲೇಟ್ ಆಯಿತು. ಅವ್ರಿಗೆ ಹೇಳಿದ ಕಾರಣ ಸೇಮ್ ರೀಸನ್ ಅಪ್ಲೈ ಇತ್ತು ಡಿಸ್ಟಲ್ ಆಯಿತು. ಹೌದು ಅಂದರೆ ಅಂದರೆ ಇಲ್ಲೇನೈತೆ ನೋಡೋದಕ್ಕೆ ಬಹಳ ಭೋಗ ಇದೆ, ಅದು ಪ್ರಾಣನೇ ಇದೆ ಅಂತ ಹೇಳಿದ್ವಿ. ಇಷ್ಟೊತ್ತು ಆನಂದಮಯ ಯಾರು ಅಂತ ಹೇಳಿದ್ವಿ ನಾವು ವಿಷ್ಣು ಅಂತ ಹೇಳಿದ್ವಿ. ಸೊ ಪ್ರಾಣನೇ ಆನಂದಮಯ ಅಂತ ಗೊತ್ತಲ್ಲ ಅಂತ ಕೇಳಿ. ಪ್ರಾಣ ಶಬ್ದ ಬಂದಷ್ಟು ಆನಂದಮಯ ಪ್ರಾಣ ತಿಳ್ಕೊಂಡ್ಬಿಡ್ಬೇಡ. ಈ ಪ್ರಾಣದ ಮುಂದೆ ಹೇಳ್ತಾ ಹೋಗ್ತಾರೆ ಏನಂತ, ಈ ಪ್ರಾಣನಿಗೆ ಸ್ತ್ರೀ ಮತ್ತು ಲಕ್ಷ್ಮಿಯರು ಪತ್ನಿಯರು ಅಂತ ಹೇಳಿದ್ದಾರೆ. ಸ್ತ್ರೀ ಮತ್ತು ಲಕ್ಷ್ಮಿಯರು ಪತ್ನಿಯರು ಯಾರು ಪ್ರಾಣನಿಗೆ? ಪರಮಾತ್ಮನಿಗೆ. ಈ ಪ್ರಾಣದೇವರಿಗಲ್ಲ. ಅರ್ಥ ಆಯ್ತಾ? ಇದು ಲಿಂಗ ಅಲ್ಲಲ್ಲ, ಅದು ಅದು ಕಂಟಿನ್ಯೂಯೇಷನ್ ಇದೆ. ಅಲ್ಲಿ ಯಾವ ವಿಷಯದಲ್ಲಿ ಕೋರ್ಟ್ ಮಾಡಿದ್ನಲ್ಲ ಅದು ಕಂಟಿನ್ಯೂ ಮಾಡ್ತಾ ಇದೆ. ಅರ್ಥ ಆಯ್ತಾ? ಈಗ ವಾಕ್ಯ ಸ್ವಲ್ಪ ತಗೊಂಡಿದ್ದ ಅವರು ಮುಂದಿನ ವಾಕ್ಯ ತಗೊಂಡ್ಬಿಟ್ಟು ನೋಡಿ ಹೇಗಿದೆ ಅಂತ ಹೇಳಿ ಅಡ್ರೆಸ್ ತಗೊಂಡೆ ಹೆಸರು ಸುಬ್ರಾವ್ ಅಂತ. ಯಾರು ಅಟೆಂಡೆನ್ಸ್ ತಗೊಳಕ್ಕೋಲ್ಲ, ಮುಂದೇನಿದೆ ಚೀಫ್ ಆಫೀಸರ್ ಬರ್ತ ಅವ್ರು ಕೊಟ್ಟು ಕೈ ಬರ್ಬೇಕು ಅನ್ನೋದು. ಅರ್ಥ ಇಬ್ಬರಿಗೂ ಬರೋದು. ಸುಬ್ರಾವ್ ಅಟೆಂಡೆನ್ಸ್ ಹೆಸರು ಸುಬ್ರಾವೆ, ಪ್ರಿನ್ಸಿಪಾಲ್ ಹೆಸರು ಸುಬ್ರಾವೆ. ಪ್ರಿನ್ಸಿಪಲ್ ತಗೊಳಕ್ಕೋಲ್ಲ ತಕ್ಷ ಈ ಮುಂದೆ ನೋಡೋದು ಪ್ರಿನ್ಸಿಪಾಲ್ ಮುಂದೆ ಬಿಟ್ಟುಬಿಡ್ತಾರೆ. ಪ್ರಿನ್ಸಿಪಾಲ್ ಅಂಬೋದು ಏನದು ವಿಶಿಷ್ಟ ಲಕ್ಷಣ, ಹೆಸರು ಒಂದೇ ಇದೆ ಕ್ವಾಲಿಫಿಕೇಶನ್ ಮತ್ತು ಪವರ್ ಬೇರೆ. ಅರ್ಥ ಆಯ್ತಾ? ಸಲ್ಲಿಂಗ ಅಂದರೆ ವಿಶೇಷ ಕ್ಯಾರೆಕ್ಟರಿಸ್ಟಿಕ್. ಅರ್ಥ ಆಯ್ತಾ? ಈಗ ಎಲ್ಲೆಲ್ಲಿಂದ ಗೊಂದಲ ಬಂದಿರುತ್ತೋ ಸರ್ವಸೃಷ್ಟಾಧಿಕರ್ತ ರುದ್ರಾನಿಗೆ. ಸರ್ವಸೃಷ್ಟಾಧಿಕರ್ತ ಎಲ್ಲಿದೆ ಅವರಿಗೆ? ಅವರೇ ಹುಟ್ಟಿ ಬಂದವರು ಇಲ್ಲ. ಸೇರ್ಪರ್ ಯಾರಾಗಿರ್ಬೇಕು ಅವರು? ರುದ್ರ ರುದ್ರೋ ಭೂಚರಾ ಭಕ್ತರು, ವಿಷ್ಣು ರುದ್ರ ಅಂತ ಹೇಳಿದೆ. ಸಿಂಪಲ್. ಎಲ್ಲಿ ರುದ್ರ ಹತ್ತಿರು ಅದು ಉತ್ಸುತವಾದ ಅದಕ್ಕೆ ಅಳೋದು ಯಾರು ಲಕ್ಷಣ? ದೇವ ಲಕ್ಷಣ ಅಲ್ಲ. ಸೇರ್ಪರ್ ಯಾರಿಗೆ ಸಂಬಂಧಪಟ್ಟಿದ್ದಾರೆ ಇಷ್ಟೇ ಸ್ವಲ್ಪ ಸುಲಭವಾಗಿ ಅಲ್ಲಿ ಏನು ವಿಷಯ ಹೇಳಿದ್ದಾರೋ ಅದು ತಕ್ಕಂತ ಹೇಳಿದೆ. ಪಾಠ ಸೇಮ್ ರೀಸನ್ ಅಂತ ಅಥವಾ ಸೇಮ್ ಪಾಠ ಸೇಮ್ ರೀಸನ್. ಹಿಂದೆ ಬಂದ ಸಲ್ಲಿಂಗ ಅಂತ ಬಂತಲ್ಲ ಅದನ್ನ ಹೇಳಿಬಿಟ್ಟು ಆಕಾಶ ವಿಷ್ಣುವೇ ಆ ಲಿಂಗ ಇರುವುದರಿಂದ ಪ್ರಾಣದ ಅದಕ್ಕೇನೆ ಪ್ರಾಣನೂ ಸಹ ಅದಕ್ಕೇನೆ ಪ್ರಾಣನೂ ಸಹ ವಿಶೇಷ ಲಕ್ಷಣ ಇರುವುದರಿಂದಲೇ ಇನ್ನೊಂದು ಕೈ ಬಂದಿರತಕ್ಕಂಥ ಪ್ರಾಣ ಕೂಡ ಯಾರು? ವಿಷ್ಣುವೇ ಆಗಿದ್ದಾನೆ. ಆ ಪದಕ್ಕೆ ಜೋಡ್ಕೊಳ್ಳೋದ್ರವ ಇತಿ ಪ್ರಾಣಾಧಿಕರಣಂ, ಅದು ಆಕಾಶಾಧಿಕರಣ, ಇದು ಪ್ರಾಣಾಧಿಕರಣ. ಯೋ ವೇದ ಏತಂ ಗುಹಾಯ ಇತ್ಯುಕ್ತಂ ಸತ್ಯ ಗುಹಾಲಿಖಿತಂ. ಚೈತರ್ಯದಲ್ಲಿ ಹೇಳಿದ್ರು ಯೋ ವೇದ ಏತಂ ಗುಹಾಯ ಪರಮೇ ವ್ಯೋಮನ್, ಯಾರ ಹೃದಯ ಗುಹೆಯೊಳಗಿರ್ತಕ್ಕಂಥವನ್ನು ತಿಳ್ಕೊಳ್ತಾರೋ ಸೋ ಹೃದಯ ಸರ್ವಾಂತರವಾನ್ ಸಹಸ್ರಮಾಣ ವಿಭಕ್ತಿ, ಅವರು ಮುಕ್ತನಾಗಿಬಿಟ್ಟು ಪರಮಾತ್ಮನೊಂದಿಗೆ ಇದ್ದು ಎಲ್ಲ ವಿಧವಾದ ಭೋಗಗಳನ್ನು ಹೊಂದಾರೆ ಅಂತ ಹೇಳಿದ್ದೀನಿ. ಈಗ ಈ ರಕ್ಷಣೆ ಈಗ ಗುಹೆಯಲ್ಲಿದ್ದಾನಲ್ಲ ಅವನು ತಿಳ್ಕೋಬೇಕು ಅಂತ ಹೇಳಿ. ಗುಹೆಯಲ್ಲಿ ಯಾರಿದ್ದಾರೆ ಅಂತ ಹೇಳಬೇಕು. ಅಲ್ಲಿ ವಿಷ್ಣು ಅಂತಿಲ್ಲ, ಬೆಂಗಳೂರಿಗೆ ವಿಷ್ಣು ಅಂತ ಅಲ್ಲಿಲ್ಲ. ಅದಕ್ಕೇನು ಮಾಡ್ಕೊಂಡ, ಯಾರೋ ಒಬ್ಬರು ಇದ್ದಾರೆ ಅವರಿರಬೇಕು, ಹೃದಯವರಿ ಯಾರೋ ಒಬ್ಬರು ಇದ್ದಾರೆ ಬೇರೆಯವರು, ಅವ್ರು ಯಾರಿರಬಹುದು ಅಂದರೆ ವಿಮೇಯ ಕರುಣಾಪದ ಯಥೋ ವಿಚಕ್ಷು ವೀರಂ ಜ್ಯೋತಿ ಹೃದಯ ಆಹಿತಂ ಯತ್ ಮನಶ್ಚರತಿ ದೂರ ಆಧೀ கட்சாமி இவரோமே ஜோதிருக்கம். இந்த ஹிருதயங்கள் யார் அந்த கேட்டுக்கிற ஜோதி அந்த அர்த்தம் ஆகுது. ஜோதி ஹிருதயோ எண்ணிதே அந்த அர்த்தம் ஆகுது. நெக்ஸ்ட் அப்படி ஆ ஜோதி யார் இருக்கிறது முந்தின கருத்து அதுக்கு எடுத்த தச்ச ஜோதி அக்னிசுத்தத்வா பிரசித்தேச்ச அக்னிரேவேதி பிராப்தம். அந்த ஜோதி யாராக இருக்கிறது ಅವರಿಗೆ ಸಾಷ್ಟಾಂಗ ಪ್ರಮಾಣ ಪ್ರಣಾಮಗಳನ್ನು ಸಮರ್ಪಿಸಿಬಿಟ್ಟು ಈ ಬ್ರಹ್ಮಪುತ್ರ ರಾಷ್ಟ್ರದ ಮುಂದಿನ ಭಾಗವನ್ನು ಯಥಾವತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಪ್ರಶ್ನೆ ಬಂತು, ಆಕಾಶ ವಿಷ್ಣುವೇ ಅಂತ ತಿಳಿಸಿದರು. ಕಾರಣ ಏನು, ವಿಷ್ಣುವು ತನ್ನಿಂಗ ವಿಶಿಷ್ಟವಾದ ಲಕ್ಷಣ ವಿಷ್ಣುವಿನಲ್ಲಿ ಏನಿದೆ ಅದು ಆಕಾಶಕ್ಕೆ ಇರೋದರಿಂದ ಈ ಆಕಾಶವನ್ನು ತಗೊಳ್ಬಾರದು, ವಿಷ್ಣುವನ್ನೇ ತಗೊಳ್ಬೇಕು. ಅತಯವ ಪ್ರಾಣ, ಅದೇ ರೀತಿಯೇ ಮಹಾಭೋಗ ಪ್ರಾಣ ಹೇಗಿದೆ ಅಂತ ಹೇಳಿದಾಗ ಆ ಪ್ರಾಣ ಮುಖ್ಯ ಪ್ರಾಣವಲ್ಲ, ಸಾಕ್ಷಾತ್ ನಾರಾಯಣ. ಅದಕ್ಕೆ ಅತಯವ ತನ್ಲಿಂಗಾದೇವ ವಿಷ್ಣುವಿನ ಲಕ್ಷಣ ಇದೆಯಲ್ಲ, ಅದೇನು ಲಕ್ಷಣ ಅಂತ ಕೇಳಿ ಇನ್ನೊಂದು ವಿಷಯ ಕೊಟ್ಟರು. ಸ್ತ್ರೀಶ್ಯ ತೇ ಲಕ್ಷ್ಮೀಶ್ಯ, ಸ್ತ್ರೀ ಮತ್ತು ಲಕ್ಷ್ಮಿಯರು ನನ್ನ ಪತ್ನಿಯರು ಅಂತ ಹೇಳಿದಾಗ ಈ ಸ್ತ್ರೀಪತಿತ್ವ ಲಕ್ಷ್ಮೀಪತಿತ್ವ ಅನ್ನೋದು ಈ ಪ್ರಸಿದ್ಧ ಪ್ರಾಣದವರು ಇಲ್ಲ, ಅದರಿಂದಾಗಿಯೇ ಇದಿರ್ತಕ್ಕಂಥ ಪ್ರಾಣ ಯಾರು ಸಾಕ್ಷಾತ್ ನಾರಾಯಣ. ಮೊದಲು ಹೇಳಿದಂತೆ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ಬಂದರು ಪ್ರಾಣ ವಿಷ್ಣುವಿನ ಹೆಸರು. ಇದು ಬ್ರಹ್ಮಸೂತ್ರ ಅರ್ಥ ವಿಷ್ಣು ಸಹಸ್ರ ಯಾತಕ್ಕೆ ಹೊರತು ಅಂದರೆ ಸಮನ್ವಯಾಧ್ಯಾಯ ಇದೆ, ಪೂರ್ತಿ ವಿಷ್ಣು ಸಹಸ್ರ ಪೂರ್ತಿ ಸಮನ್ವಯಾಧ್ಯಾಯ. ಯಾವ ಹೆಸರು ಬಂದರೂ ಕೂಡ ವಿಷ್ಣುವಲ್ಲಿ ಇದ್ದೇ ಇರಬೇಕು. ಇಲ್ಲಿ ಅನಂತ ಅನಂತ ಆಕಾಶದ ಏನು ಹೇಳಿದರು, ಆನಂತ್ಯವನ್ನು ಹೇಳಿದರು. ಈ ಆಕಾಶಕ್ಕೆ ಒಂದು ಆನಂತ ಇದೆ ಹೊರತು ಪೂರ್ಣಾನಂತ ಇಲ್ಲ. ಪೂರ್ಣಾನಂತ ಯಾವುದು, ಮೂರು ವಿಧವಾದ ಆನಂತ, ದೇಶತಃ ಕಾಲತಃ ಗುಣತಃ, ಮೂರು ವಿಧ ಆನಂತ ಯಾವುದು ವಿಷ್ಣುವಿನ ಲಿಂಗ, ಬೇರೆ ಯಾರಿಗೂ ಅಂತ ಆನಂತ ಇಲ್ಲ. ಆದ್ದರಿಂದಾಗಿಯೇ ಇಲ್ಲಿ ಬಂದಿರತಕ್ಕಂಥ ಆಕಾಶ ವಿಷ್ಣುವೇ, ಪ್ರಾಣನೂ ಕೂಡ ವಿಷ್ಣುವೇ ಆಗಿದ್ದಾರೆ. ಮುಂದೆ ಹೃದಯದಲ್ಲಿರತಕ್ಕಂಥ ಒಂದು ಅಗ್ನಿ ಅಂತ ಪ್ರಶ್ನೆ ಮಾಡಿದರು. ಆ ಜ್ಯೋತಿ ಅಂತ ಹೇಳಿದ ಮೇಲೆ ಜ್ಯೋತಿ ಯಾರಿರಬೇಕು, ಆ ಪ್ರಸಕ್ತಿ ಯಾವುದಾಗಿದೆ ಅಲ್ಲಿ ಅಗ್ನಿಸೂಕ್ತತ್ವ ಪ್ರಸಿದ್ಧೇಶ್ಯ ಅಗ್ನಿರೇವೇತಿ ಪ್ರಾಪ್ತ. ಅಗ್ನಿಸೂಕ್ತವಾಗಿರೋದು ಒಂದು ಕಾರಣ, ಅಗ್ನಿಶಬ್ದ ಅಗ್ನಿವಾಚಕ ಅನ್ನೋ ಪ್ರಸಿದ್ಧಿ ಇನ್ನೊಂದು ಕಾರಣ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಜ್ಯೋತಿ ಅಗ್ನಿಯೇ. ಆದ್ದರಿಂದ ಹೃದಯದಲ್ಲಿರತಕ್ಕಂಥವನು ಯಾರಾದರೂ ಅಗ್ನಿ. ಈಗ ಎಷ್ಟೊತ್ತೀಗ, ಈಗ 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 ಒಂಬತ್ತು ಐವತ್ತಾಗಿದೆ. ಈಗ ಈ ಹತ್ತು ಕಾಲ ಶ್ರೀಗಳು ಯಾವಾಗ ಬೇಕಾದ್ರೆ ಮಾಡಿ, ಶ್ರೀಗಳು ಯಾವಾಗ ಅನುಕೂಲ ಅಂದ್ರೆ ಅವಾಗ. ಈ ಜ್ಯೋತಿ ಅಗ್ನಿ ಯಾತಕ್ಕೆ ಆಗ್ಬಿಡ್ತು ಅಂತ ಹೇಳ್ತಾರೆ, ಅದು ಸರಿ. ಚರಣಾಭಿರಾಮ, ಈ ಜ್ಯೋತಿಗೆ ಚರಣವನ್ನು ಹೇಳಿದ್ದಾರೆ. ವಿಷ್ಣುರೇವ ಜ್ಯೋತಿ ಕರ್ಣಾಧೀನಾಂ ವಿಚರಣಾಭಿರಾಮ ಸಹಿ ಪರೋ ಮಾತ್ರಯ ಸರ್ವಾಧಿನ ಚರಣಾದಿ ವಿದೂರ. ಇಲ್ಲಿ ಚರಣವನ್ನು ಹೇಳಿದ್ದಾರೆ, ಜ್ಯೋತಿಗೆ ಚರಣವನ್ನು ಹೇಳಿದ್ದಾರೆ. ಚರಣ ಅಂತ ಹೇಳಿದ್ರೇನು, ಚಲಿಸುವಿಕೆ ಅಂತ. ಚಲಿಸುವಿಕೆ ಅಂತ ಹೇಳಿದ್ರೇನು, ಗತಿಯನ್ನು ಬದಲಾಯಿಸುವಿಕೆ. ಈ ಅಗ್ನಿಗೆ ಚರಣವನ್ನು ಹೇಳಿದ್ದಾರೆ ಅಗ್ನಿ ಸೂಕ್ತದಲ್ಲಿ. ಆ ಅಂದ್ರೆ ಅದೇನು ಹೇಳಿದ್ದಾರೆ ಚರಣನ ವಿಮೇ ಕರ್ಣ ಪತಯತ ವಿಚಕ್ಷು. ಈ ಕರ್ಣ ಕರ್ಣಾಧೀನಾಂ ಅಂತ ಹೇಳಿ ಕಿವಿ ಮೊದಲಾದವುಗಳು ಏನಾಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಬೇರೆ ಕಡೆ ಹೋಗ್ತಕ್ಕಂಥ ಜ್ಯೋತಿ ಯಾರು, ವಿಷ್ಣುವಾದ ಸಂಬಂಧ ಇಲ್ಲ, ಸಂಭವ ಇದ್ರೇ ಇಲ್ಲ. ಅರ್ಥ ಆಯ್ತಾ? ಅಜ್ಞಾನಿ ದೇವತೆಗಳಿಗೆ ಏನು ಸಂಭವ ಇದೆ? ಸಿದ್ಧೇ ಭಾಗವತೇ ಧರ್ಮೇ ನಿರಂತರವೇ ದುರ್ಗೋದರ ವ್ಯಕ್ತಿಯಾಚಾರ ಕಾರ್ಯಕರ್ತಿಲ್ಲ. ಈ ಪ್ರಸಿದ್ಧಿ ಅಗ್ನಿ ಅಂಥವನು ಕರ್ಣಾದಿಗಳು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ದೇರ್ಕೋ ವಿಚರಣಾಭಿಧಾನ, ಇಲ್ಲಿ ಚರಣಾಭಿಧಾನ ಅಂತ ಸೂತ್ರ, ವಿಚರಣಾಭಿಧಾನ ಅಂತ ಭಾಷ್ಯ. ಅದಕ್ಕೆ ತತ್ವ ಪ್ರದೀಪದಲ್ಲಿ ತಿರುಗುಮಂಡಿತಾಚಾರ್ಯ ಬರೀತಾರೆ, ವಿಚರಣದ ವಿರುದ್ಧ ಚರಣಾಭಿಧಾನ ಅಂತಂದ್ರೆ ವಿರುದ್ಧ ಚರಣಾಭಿಧಾನ ಅಂದರೆ ಬೇರೆ ಕಡೆಗೆ ಹೋಗ್ತಕ್ಕಂತಹ ಚರಣ ಕರ್ಣಾದಿಗಳನ್ನು ಹೊಂದಿರೋದ್ರಿಂದ ಈತ ವಿಷ್ಣುವಲ್ಲ, ಈತ ವಿಷ್ಣುವಲ್ಲ. ಸೊ ಅಗ್ನಿ ಸುತ್ತಲ್ಲಿ ಬಂದಿರತಕ್ಕಂಥ ಅಗ್ನಿ ಬೇರೆ, ಇಲ್ಲಿ ಬಂದಿರತಕ್ಕಂಥ ಅಗ್ನಿ ಬೇರೆ. ಈ ಅಗ್ನಿ ಯಾರು? ವಿಷ್ಣು ಹೇಳುವಂತೂ ಬೇರೆ ಅಲ್ಲ. ಸಹಿ ಪರೋ ಮಾತ್ರ ಯಾ ತನ್ವಾವೃಧಾನ ಇತ್ಯಾದಿನ ಕರ್ಣಾದಿ ವಿಧುರ. ಈ ವಿಷ್ಣು ಎಂಥವ್ರು ಅಂದರೆ ಪರೋ ಮಾತ್ರ ಮಾತ್ರ ಎಲ್ಲದರ ಮೇಲಿರ್ತಕ್ಕಂಥವ್ರು ವಿಷ್ಣು. ಆದ್ದರಿಂದ ಕರ್ಣಾದಿಗಳಿಂದ ವಿಚರಣ ಬರ್ತಕ್ಕಂಥವ್ರು ವಿಷ್ಣು ಅಲ್ಲ. ಆದ್ದರಿಂದ ಈ ಜ್ಯೋತಿ ಅಂದರೆ ಯಾವ ಜ್ಯೋತಿಗೆ ಅಗ್ನಿಗೆ ದೋಷಗಳನ್ನು ಹೇಳಿದ್ದಾರೆ ಆಜ್ಞೆ ತಗೊಳ್ಳೋದಕ್ಕೆ ಬರೋದಿಲ್ಲ, ಯಾವತ್ತೇನು ತಗೊಳ್ಬೇಕಿಲ್ಲ ವಿಷ್ಣುವನ್ನೇ ತಗೊಳ್ಬೇಕು. ಇತಿ ಜ್ಯೋತಿರದಿ ಕರ್ಣ. ಓಂ ಛಂದೋ ವಿಧಾನ ನೀತಿ ಚೇನ್ನ ಕೇತೋರ್ಪಣ ನಿಗದ ದರ್ಶನ. ಇನ್ನೊಂದು ಕಡೆಗೆ ಬಂತು. ಅಥ ಯದಥ ದಿವಃಪರ ಜ್ಯೋತಿ ನಿತ್ಯತೆ. ದಿವಃಪರ ದ್ಯುಲೋಕಕ್ಕಿಂತ ಮೇಲೆ ಒಂದು ಜ್ಯೋತಿ ಇದೆ, ಅದು ಜ್ಯೋ ವಿಶೇಷವಾಗಿ ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿದರು. ಆಮೇಲೆ ಹೇಳ್ತಾರೆ ಯಾವುದು ಜ್ಯೋತಿ ಅಂದರೆ ಗಾಯತ್ರಿ ವಾಯುವಂತ, ಅದು ಗಾಯತ್ರಿ ಅಂತ ಹೇಳಿ. ಸೊ ಯಾರಾದರೂ ಈಗ ದಿವಃಪರತ್ವ ಯಾರಿಗೆ ಬಂದಾಗಾಯಿತು? ಗಾಯತ್ರಿ ಬಂದಾಗಾಯಿತು. ಗಾಯತ್ರಿ ಎಂಬುದು ಏನದು? ಒಂದು ಛಂದಸ್ಸಿನ ಹೆಸರು. ಆದ್ದರಿಂದ ಛಂದೋಭಿಧಾನ, ಇಲ್ಲಿ ಪ್ರಸಕ್ತಿ ಗಾಯತ್ರಿಯಿಂದ ಛಂದಸ್ಸಿಗೋಸ್ಕರ ಬಂದಿರೋದ್ರಿಂದ ಅದಕ್ಕೆ ವಿಶೇಷವಾದಂಥ ಮಹಿಮೆ ಹೇಳಿರೋದ್ರಿಂದ ವಿಷ್ಣುವೇ ಆನಂದಮಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಜ್ಯೋತಿ ಛಂದಸ್ಯಾತಕ್ಕಾಗಬಾರದು ಪ್ರಶ್ನೆ ಮಾಡಿದ್ರು ಹೇಳ್ತಾರೆ. ಗಾಯತ್ರಿಯ ಸಮಾರಂಭ ಕೃತ ತಸ್ಮಾನ್ ನ ವಿಷ್ಣು ರೀತಿಯಿಂದ, ಆದ್ದರಿಂದ ವಿಷ್ಣುವಲ್ಲ. ಒಟ್ಟು ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿದ ಮೇಲೆ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು ಅಂತ ಹೊರಟಾಗ ಪೂರ್ವಪಕ್ಷಿ ಪ್ರತಿ ಹಂತದಲ್ಲಿ ಏನು ಮಾಡ್ತಾ ಹೋಗ್ತಾನೆ? ವಿಷ್ಣು ಅಲ್ಲ ಬೇರೆಯವರು, ವಿಷ್ಣು ಅಲ್ಲ ಬೇರೆಯವರು ಅಂತ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾನೆ. ಅದು ಉತ್ತರ ಕೊಡೋದಕ್ಕೆ ಹೇಳ್ತಾರೆ ಎಲ್ಲ ಕಡೆ ಬಂದಿರೋದೆಲ್ಲ ಯಾರಿಗೆ? ಅದು ವಿಷ್ಣುವಿಗೆ ಬಂದಿದೆ. ಇನ್ನು ಮಾಡಕ್ಕೆ ಏನು ಮಾಡಲ್ಪಟ್ಟಿದ್ದಾರೆ? ಈಗ ಸಮನ್ವಯ, ಯಾವುದು ಸಮನ್ವಯ? ಸರ್ವ ಶಬ್ದ ಸಮನ್ವಯ. ಅದರಲ್ಲಿ ಯಾವ ಸಮನ್ವಯ ಮಾಡ್ತಿರೋದು? ಈಗ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಸಮನ್ವಯ ಮಾಡ್ತಾ ಇದ್ದಾರೆ. ಆಕಾಶ ಅಂದ ತಕ್ಷಣ ಏನೋ ಅರ್ಥ ಆಗುತ್ತೆ, ಪ್ರಾಣ ಅಂದ್ರೆ ಏನೋ ಅರ್ಥ ಆಗುತ್ತೆ. ಅವರಿಗೆ ಅತ್ಯುತ್ತಮ ಹೇಳಿದ ಕಾಣ್ತಾ ಇದೆ. ಅವರಿಗೆ ವಿಜ್ಞಾನಕ್ಕೆ ಬರಬೇಕಾಗುತ್ತಲ್ಲ, ಬರೋದಿಲ್ಲ, ವಿಷ್ಣುವಿಗೆ ಬರುತ್ತೆ. ಯಾಕೆ? ತಂದೆಯಿಂದ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ. ವಿಷ್ಣುವಿನ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅದೇನು ಬಂದಿದೆ? ವಿಷ್ಣು ಇವರಲ್ಲಿ ಬರೋ ಸಾಧ್ಯ ಇಲ್ಲ ಅಂದರೆ ವಿಷ್ಣುವೇ ಆಗಿರಬೇಕು, ಬೇರೆಯವರಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಿತ್ಯ ಉಪಾಸನೆಗೆ ಅನುಕೂಲ. ಆದರೆ ಚೇತೋತ್ಪಣನೆಗಲ ಸ್ವತಃವಾಗಿ ದರ್ಶನ. ಇಲ್ಲಿ ಗಾಯತ್ರಿಯಿಂದ ಪದವು ತೋರಿಸಿದ ಮಾತ್ರಕ್ಕೇನೆ ಗಾಯತ್ರಿ ಛಂದಸ್ಸು ಇತ್ಯಾದಿ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಅದು ವಿಷ್ಣುವಿನ ಹೆಸರಾಗಿದೆ. ತಥಾ ಚೇತು ಅರ್ಪಣಾರ್ಥಂಬಿನಿಗತ್ಯ. ಆ ರೀತಿ ಯಾತಕ್ಕೆ ಹೇಳಿದ್ದಾರೆ ಚೇತು ಅರ್ಪಣಾರ್ಥ. ಇಲ್ಲಿ ಚೇತಸ್ಸಂದ್ರೆ ಬುದ್ಧಿ, ಅರ್ಪಣ ಅಂತ ಹೇಳಿದರೆ ಬುದ್ಧಿ ಅವರೋಹ. ನಮ್ಮ ಬುದ್ಧಿಗೆ ಅರ್ಥವಾಗಲಿಕ್ಕೋಸ್ಕರ ಹಾಗೆ ಹೇಳಿದ್ದಾರೆ ಹೊರತು ಬೇರೆಯಲ್ಲ. ಬೇರೆ ಬೇರೆ ಹೆಸರಿನಲ್ಲಿ ದೇವರಿನ ಅಂತ ಕರೀತಾರೆ ಅಂದರೆ ಆ ಹೆಸರಿನಿಂದ ಬರತಕ್ಕಂಥ ಅರ್ಥವನ್ನು ದೇವರಲ್ಲಿ ತಿಳ್ಕೊಂಡಾಗ ಉಪಾಸನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಬುದ್ಧಿಗೆ ನಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ ಹೊರತು ಶಬ್ದ ಬಂದ ಮಾತ್ರಕ್ಕೇ ವ್ಯಕ್ತಿ ಬೇರೆ ತಿಳ್ಕೊಳ್ಳೋ ಕಾರಣ ಇಲ್ಲ. ಅಗ್ನಿ ಗಾಯತ್ರಿ ಆದಿ ಶಬ್ದಾರ್ಥ ರೂಪೋತೌ ಇತಿ ಚೇತು ಅರ್ಪಣಾರ್ಥಮ್ಮಿಗತ್ಯತೆ. ನಮ್ಮ ಬುದ್ಧಿಗೆ ಹಿಡಿದಕ್ಕೋಸ್ಕರ, ಬುದ್ಧಿಗೆ ಅರ್ಥ ಆಗೋದಕ್ಕೋಸ್ಕರವಾಗಿ ಏನು ಅರ್ಥ ಆಗಬೇಕು? ದೇವರ ಮಹಿಮೆ, ದೇವರು ಬಗೆ ಬಗೆ ಮಹಿಮೆ ಅರ್ಥವಾಗಲಿ ಅಂತೇಳಿ ಬಗೆ ಬಗೆ ಹೆಸರುಗಳಿಂದ ದೇವರನ್ನು ಹೇಳ್ತಾರೆ. ದೇವರ ಅಗ್ನಿ ಅಂತಕ್ಕಂಥ ಏನಾಯ್ತು? ಅಗ್ನಿಗೆ ಏನು ಗುಣ ಇದೆ? ಸುಡ ಗುಣ ಇದೆ. ದೇವರಿಗೇನಿದೆ? ಎಷ್ಟು ಸುಡ ಗುಣ ಇದೆ? ಅಗ್ನಿ ನಿಂತು ಸುಡ್ತದೆ ಅವನೇನು. ಆದರೆ ನಮಗೆ ಅರ್ಥ ಆಯ್ತು, ಅದು ಬಿಸಿ ಪದಾರ್ಥ. ಬೆಂಕಿಯಿಂದ ಬಿಸಿ ಆಗೋಕ್ಕೆ ಬಿಸಿ ಆಗೋದಾದರೆ ಬೆಂಕಿ ಎಷ್ಟು ಬಿಸಿ ಇರಬೇಕು? ಅದಕ್ಕೋಸ್ಕರ ಅಗ್ನಿ ಶಬ್ದದಿಂದ ವಿಷ್ಣು ರಮೇನಾಗ ಗೊತ್ತಾಗಬೇಕು ಅಂತ ಅಗ್ನಿ ಬಗ್ಗೆ ಬರುತ್ತೆ. ಆಕಾಶದಿಂದ ವ್ಯಾಪ್ತಿ ಗೊತ್ತಾಗಲಿಕ್ಕೆ ಅಂತ ಆಕಾಶ ಉಪಯೋಗಿಸಿದರು. ಇಲ್ಲಿ ಗಾಯತ್ರಿ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ತಥಾ ಇದರ ಚರಂ ಗಾಯತ್ರಿ ಗಾಯತಿ ಪ್ರಾಯತಿ ಚ ಇತ್ಯಾದಿ ಸರ್ವಾಶ್ರಯ ಅಂತವನು ಅಂದ್ರೆ ಗಾಯತಿ ಪ್ರಾಯತಿ ಯಾರು ತನ್ನನ್ನು ಹೊರಡ್ತಾರೋ ಅವರನ್ನು ಕಾಪಾಡ್ತಾರೆ ಗಾಯತ್ರಿ ಶಬ್ದಕ್ಕೆ ಅರ್ಥ ಗಾಯಂತನ್ ಪ್ರಾಯತೆ ಯಸ್ಮಾತ್ ಗಾಯತ್ರಿಗೆ ತಸ್ಕೃತ ದೇವರಿಗೆ ಗಾಯತ್ರಿ ಅಂತ ಯಾತಕ್ಕೆ ಹೆಸರು ಅಂದ್ರೆ ಅವನೇ ಸ್ತೋತ್ರವನ್ನು ಮಾಡುತ್ತಾನೆ ಹೊರಗಿಟ್ಟು ಕಾಪಾಡ್ತಾನೆ ಅದಕ್ಕೆ ದೇವರಿಗೆ ಗಾಯತ್ರಿ ಅಂತ ಹೆಸರಿದೆ ನಮಗೇನರ್ಥ ಆಯ್ತು ಈಗ ದೇವರು ಮತ್ತೊಂದು ಮಹಿಮೆ ನಮಗೆ ಗೊತ್ತಾಯ್ತು ಎಲ್ಲ ಕಡೆ ಒಂದೇ ಹೆಸರಿಟ್ಟಿದ್ರೆ ದೇವರ ಮಹಿಮೆ ಎಮ್ ಎ ಬಿ ಎ ಬಿ ಎಸ್ ಸಿ ಆಗಿದ್ದ ಏನಾಯ್ತು ಅವರಿಗೆ ಹೊಸ ಹೊಸ ವಿದ್ಯೆ ಇರೋದು ಗೊತ್ತಾಯ್ತು ಒಂದೇ ಹೇಳ್ಬಿಟ್ಟು ಹೆಸರು ಮಾತ್ರ ಹೇಳಿದ್ರೆ ಗೊತ್ತಾಗ್ತಿರಲಿಲ್ಲ ಕ್ವಾಲಿಫಿಕೇಷನ್ ಹೇಳ್ತಾ ಹೋದಂತೆ ಏನಾಗುತ್ತೆ ನಮಗೆ ಬೇರೆ ಬೇರೆ ಮಹಿಮೆ ಅರ್ಥ ಆಗಿ ಒಂದು ದೊಡ್ಡ ಸಿಗರೆ ಬೇಕಿಲ್ಲಿ ಅದೇ ರೀತಿಯಲ್ಲಿ ದೇವರ ಬಗೆ ಬಗೆ ಮಹಿಮೆಯನ್ನು ನಮಗೆ ಬುದ್ಧಿಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಗಾಯತ್ರಿ ಶಬ್ದದಿಂದ ಹೇಳಿದ್ದಾರೆ ಓ ಗಾಯತ್ರಿ ಛಂದಸ್ ದೇವರು ಹೇಳುತ್ತಾ ಅಂತ ಕೇಳಿದರೆ ಬರೀ ಗಾಯತ್ರಿ ಛಂದಸ್ ಅಲ್ಲ ಸರ್ವ ಛಂದೋಭಿಧೋ ಕೇಶ ಸರ್ವ ದೇವಾಭಿಧೋ ಕ್ಯಸೋ ಸರ್ವ ಲೋಕಾಭಿಧೋ ಕೇಶ ಸರ್ವಛಂದೋಹಿದ ಎಲ್ಲ ಛಂದಸ್ಸಿನಿಂದ ಕೂಡ ಅವರೇ ವಾಚ್ಯರಾಗಿದ್ದಾರೆ ತಿಳ್ಕೊಂಡಿದ್ದ ಆಚಾರ್ಯರು ದೃಷ್ಟಾಂತ ಕೊಡ್ತಾರೆ ತ್ರಿಷ್ಟು ಖ್ಯಾತಕ್ಕೆ ತ್ರಿಂಗಿ ಸ್ತೂಯತೆ ಇದೆ ತ್ರಿಷ್ಟು ಮೂರು ವೇದಗಳಿಂದ ಸುತನಾಗ್ತಾರೆ ದೇವರಿಗೆ ಏನಂತ ಹೇಳಿದ್ರೆ ತ್ರಿಷ್ಟು ಅಂತ ಕರೀತಾರೆ ಅದು ಎಲ್ಲ ಛಂದ ಇದು ತ್ರಿವ ಸತ್ವ ಪ್ರತಿಫಲ ವೈಶಿಷ್ಟ್ಯ ಅಂದರೆ ಇದು ಅನೇಕ ವಿಚಾರ ಸೇರಿಸ್ತಾ ಹೋಗ್ತಾರೆ ಆಚಾರ್ಯರು ಚರಣಾಭಿಧಾನ ಅಂತ ಸೂತ್ರ ಇದೆ ವಿಚರಣಾಭಿಧಾನ ಅಂತ ಬರುತ್ತೆ ತಕ್ಷಣ ಅದು ತಿಳ್ಕೊಳ್ಪಡ್ತಾಚಾರ್ಯ ಹೇಳ್ತಾರೆ ವಿರುದ್ಧ ಗತಿ ಅಂತ ಹೇಳೋದಕ್ಕೋಸ್ಕರವಾಗಿ ಬರೀ ಚರಣ ಅಂದರೆ ಯಾವ ಪಡಿಬೇಕಾದಾಗ ವಿಚರಣ ಅಂತ ಹೇಳಿದ್ರೆ ವಿರುದ್ಧ ಚರಣ ಅಂತ ಅರ್ಥ ಬರುತ್ತೆ ಅಂತ ಆಚಾರ್ಯ ಏನು ಮಾಡಿದ್ದಾರೆ ವಿಚರಣ ಅಂತ ಬರೆದ್ರು ವಿಶೇಷ ವಿಶೇಷಾಂಶವನ್ನು ಹೇಳ್ತಕ್ಕಂಥದ್ದು ಪ್ರತಿಪದ ವೈಶಿಷ್ಟ್ಯ ಇಲ್ಲೂ ಹಾಗೆ ತ್ರಿಷ್ಟು ಪದಗಳಾದ ಎಲ್ಲ ಛಂದಸ್ಸು ಕೂಡ ಗಾಯತ್ರಿ ಛಂದಸ್ ಅಷ್ಟೇ ಅಲ್ಲ ಎಲ್ಲ ಛಂದಸ್ಸುಗಳ ಹೆಸರು ಯಾರನ್ನು ಹೇಳ್ತಾ ಇದೆ ಮುಖ್ಯವಾಗಿ ದೇವರನ್ನೇ ಹೇಳ್ತಾ ಇದೆ ಸರ್ವ ದೇವಾಭಿರೋಹ್ಯತ ಯಾವ ದೇವರನ್ನು ಸರ್ವೋತ್ತಮ ಅಂತ ಕರೆದಿರುವ ಹೆಸರಿನಿಂದ ಮುಖ್ಯವಾಗಿ ಹೆಸರು ಯಾರದ್ದು ದೇವರ ಹೆಸರು ಆ ದೇವತೆ ಸರ್ವೋತ್ತಮರಲ್ಲ ಸರ್ವೋತ್ತಮರಾದ ದೇವತೆ ಹೆಸರು ಅವರಿಗೆ ಯಾಕೆ ಸರ್ವ ದೇವಾಭಿರೋಹ್ಯತ ಸರ್ವ ಲೋಕಾಭಿರೋಹ್ಯೇಷ ಸರ್ವ ಲೋಕಗಳ ಹೆಸರು ಕೂಡ ಚೆನ್ನಾಗಿದೆ ಜಪ ಇಲ್ಲ ಅಷ್ಟೊತ್ತಿಗೆ ಅಲ್ಲಿದೆ ಎಲ್ಲ ಅಲ್ಲಿದೆ ಅನುವ್ಯಾಖ್ಯಾನ ಸರಿ ಮಾಡಿದ ಅನುವ್ಯಾಖ್ಯಾನ ಸರ್ವ ದೇವತೆಗಳ ಹೆಸರು ದೇವರುತ್ತೇನೆ ಸರ್ವ ಚಂದ್ರಸ್ಥನ ಹೆಸರು ದೇವರುತ್ತೇನೆ ಸರ್ವ ಲೋಕಗಳ ಹೆಸರು ಭೂ 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 ಹಾ ಸ್ವಹ ಮಹಾ ಜನ ಅಂತ ಹೇಳಿದ್ರು ಕೂಡ ಎಲ್ಲ ಯಾವ ಹೆಸರುಗಳು ದೇವರ ಹೆಸರುಗಳಿದೆ ಏಷ ದೇಶಾಂ ತದುಪಚಾರತ ಮತ್ತು ಅವರಿಗೆ ಹೆಸರಿದೆಯಲ್ಲ ಅಂತ ಕೇಳಿದರೆ ಅವರ ಹೆಸರು ಯಾತಕ್ಕಿದೆ ಅಂದರೆ ಔಪಚಾರಿಕವಾಗಿ ಮುಖ್ಯವಾಗಿ ಯಾರ ಹೆಸರುಗಳಲ್ಲ ದೇವರ ಹೆಸರುಗಳಿದೆ ಆದರೆ ದೇವ್ ಉಳಿದವರ ಹೆಸರು ಉಳಿದವರಿಗೆ ಬಂದರೆ ಹೆಸರುಗಳ ಯಾತಕ್ಕೋಸ್ಕರ ಬರ್ತಿದೆ ಅಂದರೆ ಔಪಚಾರಿಕವಾಗಿ ಕೆಟ್ಟದಂತ ಆಚಾರ್ಯ ಯಾತಕ್ಕೆ ಕಂಡು ಬರ್ತಾರೆ ಕೋಟೆಗೆ ಹೋಗೋ ಬರುತ್ತೇವೆ ಆಚಾರ್ಯ ನಮ್ಮಪ್ಪ ಆಚಾರ್ಯ ನಾನಲ್ಲ ಗೊತ್ತಾಯ್ತಾ ಅವ್ನ ಮಗನಾಗಿದ್ದಕ್ಕೆ ಆಚಾರ್ಯ ಹೆಸರು ಅಷ್ಟೇ ಉಪಚಾರ ಅಂತ ಈತ ಆಚಾರ್ಯ ಆತ ಯಾರು ನಿಜವಾದ ಆಚಾರ್ಯ ಅರ್ಥ ಆಯ್ತಾ ಅದೇ ರೀತಿಯಲ್ಲಿ ಮುಖ್ಯವಾದ ಅಗ್ನಿ ಮಗನ ಹೆಸರುಗಳಿಂದ ವಾಚ್ಯನಾದವನು ಯಾರು ಸಾಕ್ಷಾತ್ ನಾರಾಯಣ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ವಾಚ್ಯ ಅರ್ಥ ಆದಾಗ ಹೇಳಿತಾ ಬೇರೆ ಎಸೆನ್ಸ್ ಯಾವ ದೇವತೆ ಹೆಸರಿದ್ರು ಕೂಡ ದೇವರ ಹೆಸರು ಸಾಮಾನ್ಯ ಲೋಕಗಳು ಏನು ಮಾಡ್ತಾರೆ ಮಗನ ಹೆಸರು ಏನಂತ ಹೇಳಿ ಕೇಳಿ ಯಾರೋ ಹೆಸರಿಟ್ಟು ಓ ಹತ್ತಿ ಯಾತಕ್ಕೆ ಹೆಸರು ನಮ್ಮ ತಾತರ ಹೆಸರು ಅಂತ ಅರ್ಥ ಆಯ್ತಾ ಅವರೇನು ಮಾಡ್ದ ನಮ್ಮ ತಾತ ಹೆಸರು ಆತಿಥ್ಯ ಆತೇನು ಮಾಡಿ ನಮ್ಮ ತಾತ ಹೆಸರು ಆತಿಥ್ಯ ಪಡಿ ಎಲ್ಲಿ ಎಲ್ಲ ಆಯ್ತದ ದೇವ್ರ ಹೆಸರಾಯ್ತು ಪಡಿ ಅರ್ಥ ಆಯ್ತಾ ಪಡಿ ಮುಕ್ತಾಯವಾದ ಎಲ್ಲಿ ಅದು ದೇವರ ಹೆಸರಲ್ಲಿ ಯಾವುದೇ ಲೋಕದ ಹೆಸರಾಗಲಿ ಯಾವುದೇ ದೇವರ ಹೆಸರಾಗಲಿ ಯಾವುದೇ ಛಂದಸ್ಸಿನ ಹೆಸರಾಗಲಿ ಅದು ಇದು ಅಲ್ಲ ಏನೇ ಹೆಸರಾಗಲಿ ಒಂದು ಅಕ್ಷರವಾಗಲಿ ಎನಿ ಸೌಂಡ್ ಯಾರನ್ನು ಹೇಳುತ್ತದ ದೇವರನ್ನು ಹೇಳುತ್ತೆ ಎನಿ ಸೌಂಡ್ ಅಂದ ಎನಿ ವರ್ಡ್ ಡಿನೋಟ್ಸ್ ಓನ್ಲಿ ಗಾಡ್ ಇದು ಆಚಾರ್ಯರ ಧನ್ಯಾತ್ಮಕ ಶಬ್ದ ಮುಂದೆ ಹೇಳುತ್ತಾರೆ ಎಲ್ಲ ಹೇಳ್ತಾರೆ ಈಗ ಎಲ್ಲ ಶಬ್ದ ಒಂದು ಒಂದು ಮಹತ್ವ ಏನು ಹೇಳ್ತಿದ್ದಾರೆ ಈಗ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳ ಸಮನ್ವಯ ಮಾಡ್ತಾ ಇದ್ದಾರೆ ಉಳಿದ ಏನು ಮಾಡಬೇಕಾಗ ಎಕ್ಸ್ಟೆಂಡ್ ಮಾಡ್ಬೇಕು ಎಕ್ಸ್ಟೆಂಡ್ ಮಾಡ್ಬೇಕು ಅದಕ್ಕೇನೆ ಹೇಳೋದು ಸ್ವಲ್ಪ ಸೂತ್ರ ಅಂದ್ರೆ ಹಾಗೇನೆ ಎಲ್ಲರೂ ಹೇಳಿದ ತಕ್ಷಣ ಉಳಿದೆಲ್ಲ ಅರ್ಥ ಆಗುತ್ತೆ ಉದಾಹರಣೆ ಗಾಯತ್ರಿ ಛಂದಸ್ಸು ವಿಷ್ಣುವನ್ನು ಹೇಳುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ಛಂದಸ್ಸು ಬಂದಿರುತ್ತೆ ಅರ್ಥ ಆಯ್ತು ಎಲ್ಲ ಛಂದಸ್ಸುಗಳು ಸೇರ್ಕೊಂಡು ಒಬ್ಬ ದೇವರ ಹೆಸರು ವಿಷ್ಣು ಹೇಳಿದ ತಕ್ಷಣ ಎಲ್ಲ ದೇವರ ಹೆಸರು ವಿಷ್ಣುವಿಗೆ ಎಕ್ಸ್ಟೆಂಡ್ ಮಾಡಿಸ್ಬೇಕು ಅರ್ಥ ಆಯ್ತಾ ಈಗ
ಅದು ಅದಕ್ಕೆ ಸೂತ್ರ ಅಂತ ಕರೆಯೋದು. ಎಲ್ಲ ಹೇಳ್ಕೊಳ್ಳೋ ಸೂತ್ರ ಆಗೋದೇ ಇಲ್ಲ. ಪಂಚಭೂತ ಯಾವ್ದು ತಗೊಂಡ್ರಿ? ಈಗ ಆಕಾಶ ಪಂಚಭೂತ ಎಲ್ಲ ತಗೋತಾ ಇಲ್ಲ. ಫಸ್ಟ್ ಯಾವ್ದು ತಗೊಂಡ್ರು? ಯಾಕೆ ಪಂಚಭೂತದಲ್ಲಿ ಯಾವ್ದು ತಗೊಂಡ್ರು? ಆಕಾಶ. ಅದನ್ನು ತಗೊಂಡ್ಬಿಟ್ಟು ಭೂತಾಕಾಶ ತಗೊಂಡು ಅವ್ಯಾಕೃತ ಆಕಾಶ ಭೂತಾಕಾಶ ಎರಡಕ್ಕೂ ಏನಿಲ್ಲ ಅನಂತ್ಯ ಎಂಬುದಿಲ್ಲ. ಎಂಥ ಅನಂತ್ಯ? ಮೂರು ವಿಧದ ಅನಂತ್ಯ ಇಲ್ಲ. ದೇರ್ಫೋರ್ ಆಕಾಶದ ವಾಚನ ಆದವರು ಯಾರು? ವಿಷ್ಣುವೆ ಅಂತ. ಅದನ್ನು ತಗೊಂಡ್ರೆ ಎಲ್ಲ ಭೂತಗಳು ಎಷ್ಟೇ ನನಗಾಗಿ ಬೇರೆ ಭೂತಗಳ ಬಗ್ಗೆ ಸ್ವಲ್ಪ ಯಾತಕ್ಕೆ ಕೆಡ್ತಾರೆ ಅಕ್ಕಿ ಬಗ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫರೆನ್ಸ್ ಇರೋದಿಲ್ಲ. ಡಿಫರೆನ್ಸ್ ಇನ್ ಪವರ್ ಮಾಡೋಕ್ಕೆ ಹೇಳಿದ್ನಲ್ಲ ಚಂದೋ ಅಭಿಹಾರ ಚಂದಸ್ಥಿರ ಬಂದು ಬಗ್ಗೆ ಪ್ರಸ್ತಾಪ ಬಂದಿರೋದ್ರಿಂದ ವಿಷ್ಣುವನ ವಿಷ್ಣುವಲ್ಲ ಇತಿ ಚೇನ್ನ ಹೇಳಬಾರದು. ಯಾತಕ್ಕೆ ಚೇತು ಅರ್ಪಣನಿಗಲ ತಥಾಹಿ ದರ್ಶನ. ಮನಸ್ಸಿಗೆ ದೇವರ ಮೇಲೆ ಅರ್ಥವಾಗಿ ಅಂತ ಹೇಳ್ತಾ ಇದ್ದಾರೆ. ತಥಾಹಿ ದರ್ಶನ ಹಾಗೆ ಎಕ್ಸಾಂಪಲ್ ಇದೆ ಅಂತೇಳಿ ಹಾಗೆ ದೃಷ್ಟಾಂತ ಇದೆ ಅಂತ ಹೇಳಿ ಪೂರ್ತಿ ಸೂತ್ರದ ಚಂದೋ ವಿಧಾನ ಒಂದು ವಾಕ್ಯ, ನಾ ಇತಿ ಚೇನ್ನ ಇನ್ನೊಂದು ವಾಕ್ಯ, ಚೇತು ಅರ್ಪಣನಿಗಲ ಇನ್ನೊಂದು ವಾಕ್ಯ, ತಥಾಹಿ ದರ್ಶನ ಮುಂದಿನ ಇಷ್ಟೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಇಡೀ ಸೂತ್ರ ಅರ್ಥವಾಗಿ. ಓಂ ಭೂತಾದಿ ಪಾದಗುಪದೇಶ ಉಪದೇಶ ಏವಂ ಓಂ ಮತ್ತೆ ಹೇಳ್ತಾ ಈ ರೀತಿ ಹೇಳಿದ್ದರಿಂದ ಇನ್ನೊಂದು ಮಹಿಮೆ ಗೊತ್ತಾಯ್ತು. ಅಲ್ಲಿ ಹೇಳ್ತಾ ಹೇಳ್ತಾ ಅವೆಲ್ಲ ಏನಾಗಿವೆ ಅಂದರೆ ಭೂತಾದಿಗಳಲ್ಲಿ ಇವರ ಪಾದ ಅಂತ ಹೇಳಿದ್ರು. ಭೂತಾದಿಗಳಲ್ಲಿ ಇವರ ಪಾದ, ಭೂತಾದಿಗಳು ಅಂದರೆ ಬ್ರಹ್ಮಾದಿ ದೇವತೆಗಳು. ಇವನ ಪಾದ ಅಂದ್ರೇನು? ಪಾದದ ತುಂಬ ಕಡಿಮೆ ಅಂತ. ಈ ರೀತಿ ಹೇಳಿ ಗಾಯತ್ರಿಗೆ ಹೇಳೋದು ಬರೋದಿಲ್ಲ. ಯಾರಿಗೆ ಹೇಳೋದು ಬರುತ್ತಿದ್ರ? ದೇವರ ಮುಂದೆ ಬ್ರಹ್ಮಾದಿ ದೇವತೆಗಳೆಲ್ಲ ಪಾದದಷ್ಟು ಸಣ್ಣವರಾಗ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಯಾವುದೋ ಗಾಯತ್ರಿ ಬಗ್ಗೆ ಪ್ರಸಕ್ತಿ ಬರೋ ಚಾನ್ಸ್ ಇಲ್ಲ. ಭೂತಾದಿ ಪಾದ ಉಪದೇಶ ಪಾದ ಪೂಜೆ ಮಾಡಿರುವಂತಷ್ಟು ಏನಾಗಿರ್ಬೇಕು? ಅವರು ದೊಡ್ಡವರಾಗಿರ್ಬೋದು, ಸಾಧುಗಳಂಥವರಾಗಿರ್ಬೋದು, ತಕ್ಷ ಅರ್ಥ ಆಗುತ್ತಲ್ಲ. ಯಾರಿಗೋ ಸಾಮಾನ್ಯರಿಗೆ ಅದನ್ನು ಹೇಳೋ ಸಾಧ್ಯತೆ ಇಲ್ಲ. ಭೂತಾದಿ ಪಾದ ಉಪದೇಶ ಉಪದೇಶ ಏವಂ ಸಾವಾನಸ್ಯ ಮಹಿಮಾ ತಮೋ ಜಾಯಾಂಸ್ಯ ಪುರುಷ ಆರೋಗ್ಯ ಸರ್ವಾಭೂತಾನಿ ಶ್ರೀಪಾದಸ್ಯ ಅಮೃತಂ ದಿವಿ ಸಾವಾನಸ್ಯ ಮಹಿಮಾ. ಪರಮಾತ್ಮನ ಮಹಿಮೆ ಇಷ್ಟು ದೊಡ್ಡದು. ತಥೋ ಜಾಯಾಂಸ್ಯ ಪುರುಷ ಅಷ್ಟೇ ಅಲ್ಲ, ಅದಕ್ಕಿಂತ ಭಾರಿ ಬೆಳೀತಾರೆ. ದೇವ್ರ ಮಹಿಮೆ ಇಷ್ಟು ದೊಡ್ಡದು, ಇದಕ್ಕಿಂತ ಭಾರಿ ಬೆಳೀತಾರೆ. ಎಷ್ಟೋದ್ರೆ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಇದಂಥವರು ಇನ್ನೂ ಭಾರಿ ಇದೆ ಅಂತ ಹೇಳೋ ಪದ್ಧತಿ ಉಂಟು. ಅಂದರೆ ದೇವ್ರ ಅವ್ರ ಭಾರಿ ಇದೆ ಅಂದರೆ ಸ್ವಲ್ಪ ಔಪಚಾರಿಕವಾಗಿ ಹೇಳ್ತಾರೆ. ಮೂಲ ಇರುತ್ತೆ, ಮೂಲವಿಷ್ಣು ಹೇಳೋದ್ರೆ ಸ್ವಲ್ಪ ಇದೆ ಕೇಳೋದು ಉಂಟು ಕೆಲಸಲ್ಲ. ದೇವ್ರ ಬಗ್ಗೆ ಆಗಲ್ಲ, ಎಷ್ಟು ಹೇಳಿದ್ರು ಕೊನೆಗೆ ಏನಾಗಿದೆ? ತಥೋ ಜಾಯಾಂಶ ಪುರುಷ, ಇನ್ನೂ ಭಾರಿ ದೊಡ್ಡವರು ಪರಮಾತ್ಮ. ಮಹಾಲಕ್ಷ್ಮಿ ಮಾತನ್ನು ಹೇಳ್ತಾರೆ, ನನಗೆ ಎಷ್ಟು ಗೊತ್ತಿದೆ ದೇವ್ರ ಬಗ್ಗೆ, ನಿಮಗೆಲ್ಲ ಹೇಳೋದು ನಾನು ಭಾರಿ ಕಡಿಮೆ, ನನಗೆ ಗೊತ್ತಿರೋದು ಜಾಸ್ತಿ. ಆದರೆ ದೇವ್ರ ಬಗ್ಗೆ ನನಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂದರೆ ಏನು ಗೊತ್ತಿಲ್ಲ ಕಡಿಮೆ ಗೊತ್ತು. ಈ ಮೂರು ಸ್ಟೇಜ್ ಅರ್ಥ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ದೇವಿ ಇಂಥ ಮಾತು ಹೇಳ್ತಾರೆ ಅಂತ ಹೇಳಿದರೆ ಅಥೋ ಜಾಯಾಂಶ ಪುರುಷ, ದೇವರು ಭಾರಿ ದೊಡ್ಡವರು. ಪಾದಶ್ಚ ಸರ್ವಾಭೂತಾನಿ ತ್ರಿಪಾದಶ್ಚ ಅಮೃತಂ ದಿವಿ. ಪುರುಷೋತ್ತಲ್ಲಿ ಹೀಗೆ ಬಂದಿರು, ಏತಾವಾನಸ್ಯ ಮಹಿಮಾ. ಇದು ಬೇರೆ ಕಡೆ ವಾಕ್ಯ ತಾವಾನಸ್ಯ ಮಹಿಮಾ ಅಂತ ಬರುತ್ತೆ. ಪುರುಷೋತ್ತಲ್ ಮಾತಲ್ಲ, ಬೇರೆ ಭೂಪರಿಷತ್ತಿನ ಮಾತು, ಬೇರೆ ಸುತ್ತು, ಬಟ್ ಒಂದೇ ರೀತಿ ಇದೆ. ಏ ಬಿಟ್ಟಿದೆ ಅಷ್ಟೇ, ಸುವರ್ಣ ತಾವಾನಂದ್ರ ಒಂದೇ ಇತ್ತು, ಏತಾವ ನೀರಿ ಅಷ್ಟಲ್ಲಿ ವ್ಯತ್ಯಾಸ ಇಲ್ಲ. ಸುವರ್ಣಂ ಕೋಶಂ ಯಥಾ ಪರಿವೃತಂ ದೇವಾನಾಂ ಸುಹಾನಿ ವಿರಾಜಂ ಕ್ಷತೆ ಶ್ರುತಿಯಲ್ಲೂ ಕೂಡ ಏನಂತ ಹೇಳ್ತಾರೆ, ಈ ಥರ ಮಹಿಮೆಯನ್ನು ಹೇಳಬೇಕಾದ್ರೆ ಪಾದ ಇತಿ ಏಕದೇಶ ಪರಿಮಿತಂ ಚತುರ್ಭಾಗವತ ಚತುರ್ಭಾಗ ಬಲ ಇತಿ ಮತ್ತ ಭಿನ್ನಂತೆ ಶಬ್ದ ಅಂತ ಹೇಳಿ. ಸಾಮಾನ್ಯವಾಗಿ ಪಾದ ಅದೇನು ಅರ್ಥ ಮಾಡ್ಕೊಂಡಿರ್ತಾರೆ? ಸಾಮಾನ್ಯವಾಗಿ ಒನ್ ಫೋರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒನ್ ಫೋರ್ಸ್ ಅಂತ ಅರ್ಥ ಮಾಡ್ಕೋಬಾರ್ದು. ದೇವರಿಗೆ ಒನ್ ಫೋರ್ಸ್ ಅಂತ ಅರ್ಥ ಸೆಕೆಂಡರಿ ಸೆನ್ಸನ್ ಮಾಡಬೇಕೆ ಹೊರತು ಪೂರ್ತಿ ಹೇಳಬಾರ್ದು. ಉದಾಹರಣೆ ಏನಂತ ಕೇಳಿದರೆ, ಇವೆಲ್ಲ ಜಗತ್ತು ದೇವರು ಒಂದು ಪಾದ, ಅದೇನು ಅರ್ಥ ಆಯಿತು? ಇನ್ನು ಮೂರು ಪಾದ ಬೇರೆ ಅಂತ ಆಗ್ತದೆ. ಸೊ ದೇವರು ನಮಗೆ ಗೊತ್ತಿರೋದು ಎಷ್ಟು ಜಾಸ್ತಿ ಅಂತ ಆಗ್ತಾನೆ? ಇಟ್ಟು ಫೋರ್ ಅಂತ ಆಗ್ತಾನೆ. ಆ ರೀತಿ ಅರ್ಥ ಮಾಡ್ಕೋಬಾರ್ದು. ದೇವ್ರ ಅಷ್ಟೇ ನಾವೆಲ್ಲ ಇಷ್ಟು ಜಾಸ್ತಿ, ದೇವ್ರ ಫೋರ್ ಟೈಮ್ಸ್ ಜಾಸ್ತಿ ಆಗ್ಬಿಟ್ಟು ದೇವ್ರ ಮಹಿಮೆ ಏನಾಗೈತೀಗ? ಅದಲ್ಲ, ದೇವ್ರ ಮಹಿಮೆ ತುಂಬ ಜಾಸ್ತಿ ಇದೆ. ಲೋಕದೊಳಗೆ ಪಾದ ಶಬ್ದಕ್ಕೆ ಚತುರ್ಭಾಗ ಬಲ ಇದೀವತ್ ಭಿನ್ನಂಚ ಶಬ್ದ ಸಹಿ ಪುರುಷ ಸುಪ್ತಾಭಿಧೇಯ ಯಜ್ಞೇನ ಯಜ್ಞಮಯ ಜಂತ ಇದು ಯಜ್ಞ ಶಬ್ದ. ಇಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ಯಾರು? ಯಾವುದೋ ಅಗ್ನಿ ಅಲ್ಲ, ಅದರ ಕಂಟಿನ್ಯೂಷನ್ ಇದೆ. ಯಾವುದೋ ಅಗ್ನಿ ಅಲ್ಲ, ಯಾರೀತ? ವಿಧಿ ಭೂತಗಳನ್ನು ತನ್ನ ಪಾದದಷ್ಟು ಕಡಿಮೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ರೀತಿ ಇರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಪುರುಷ ಸುಪ್ತಾಭಿಧೇಯ. ಪುರುಷ ಸೂಕ್ತದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಸೊ ಈ ಪುರುಷ ಸೂಕ್ತಾಹಿದೇಯ ಯಜ್ಞೇನ ಯಜ್ಞ ವೈದಂತ ಇದೆ ಯಜ್ಞ ಶಬ್ದ, ಯಜ್ಞ ಅನ್ನೋ ಶಬ್ದ ಪುರುಷ ಸೂಕ್ತದಲ್ಲಿ ಬಂದಿದೆ, ಇಲ್ಲೂ ಬಂದಿದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಅಗ್ನಿ ಪುರುಷ ಸಾಕ್ಷಾತ್ ಪುರುಷ ಸೂಕ್ತಾಹಿದೇಯನಾದ ಅಗ್ನಿ. ಯಜ್ಞೋ ವಿಷ್ಣು ದೇವತಾ ಇದು ಶ್ರುತಿ. ಯಜ್ಞ ಅಂತ ಬಂದಿದೆ ಅಂದರೆ ಯಜ್ಞ ಅಂತ ಬಂದಕ್ಕೆ ದೊಡ್ಡ ವಿಷಯ ಬಂತು ಅಂದರೆ ವಿಷ್ಣುವಿಗೆ ಯಜ್ಞ ಅಂದರೆ ಯಾರು ವಿಷ್ಣು ಅಂತ ಅರ್ಥ. ಯಜ್ಞಭೃತ್ ಯಜ್ಞಿ ಯಜ್ಞ 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 ಅಂತ ಯಾರು ಹೆಸರು ವಿಷ್ಣುವಿನ ಹೆಸರು. ಯಜ್ಞೋ ವಿಷ್ಣುರ್ದೇವತಾ ಇತಿ ಶ್ರುತಿ. ಯಜ್ಞ ಅಂದರೆ ವಿಷ್ಣು ದೇವತೆ ಅಂತ ಹೇಳಿದ್ದಾರೆ. ತಸ್ಮಿನ್ ಕಾಲೇ ಮಹಾರಾಜ ರಾಮಯೇ ವಾಭಿಧೀಯತೆ ಯಥಾ ಹಿ ಪೌರುಷೇ ಸೂಕ್ತೆ ಸುರೇ ವಾಭಿಧೀಯತೆ ಕಾಂತೇ. ತಸ್ಮಿನ್ ಕಾಲೇ ಮಹಾರಾಜ ರಾಮಯೇ ವಾಭಿಧೀಯತೆ. ಹಿಂದಿನ ಕಾಲಕ್ಕೆ ಕುಳಿಸುತ್ತಿರೋದು ಹೊಸ ಪಾಯಿಂಟ್. ರಾಮರಾಜ್ಯದ ಯಾವ ಕಾಲಕ್ಕೂ ಕೂಡ ಹಿಂದಿನ ಕಾಲಕ್ಕೆ ರಾಜನೇ ಅಂತ ಕರೀತಿದ್ರಂತೆ ರಾಮ ಅಂತಿದ್ದರು. ರಾಮ ಅಂದರೆ ಅದು ಕ್ಲೈಮ್ಯಾಕ್ಸ್. ರಾಮರಾಜ್ಯ ಹೇಗೆ ಉಳ್ಕೊಂಡಿದ್ದಲ್ಲಿ ಹಾಕಿ ರಾಜ ಅಂತ ತಕ್ಷಣ ಅವಳ ರಾಮನೇ ಆಗಿ ರಾಮನಂತ ರಾಜ ಇಲ್ಲ. ಈಗ ರಾಜ ಅಂದರೆ ರಾಮ ಅಂತ ಆಗಬೇಕು. ಪುರುಷ ಸೂಕ್ತ ಯಾರನ್ನು ಹೇಳುತ್ತೆ ವಿಷ್ಣುವನ್ನೇ ಹೇಳುತ್ತೆ. ಅರ್ಥ ಆಯ್ತಾ? ರಾಜ ಅಂದರೆ ರಾಮ, ಪುರುಷ ಅಂದರೆ ವಿಷ್ಣು. ಅರ್ಥ ಆಯ್ತಾ? ಎಕ್ಸಾಂಪಲ್ ಕೊಡು. ಇದನ್ನು ಏನು ಹೇಳಿದಾಗ ಇಂಡೈರೆಕ್ಟ್ಲಿ ಪುರುಷ ಸೂಕ್ತರು ಬಂದಿದೆ ಅಂತ ಹೇಳಿದರೆ ಪುರುಷ ಸೂಕ್ತ ಯಾರು ಸೂಕ್ತ ಅಂತ ಯಾಕೆ ಹೇಳಬಾರ್ದು? ಪುರುಷ ಸೂಕ್ತ ಯಾವಾಗಲೂ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಹೇಳುತ್ತೆ. ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣೋರೇ ವಾಭಿಧೀಯತೆ ಇತಿ ಕಾಂತೆ. ವಿಷ್ಣು ಸೂಕ್ತ ಪುರುಷ ಸೂಕ್ತ ಹೇಗೆ ವಿಷ್ಣುವನ್ನೇ ಹೇಳ್ತಾ ಇದೆಯೋ ಅದೇ ರೀತಿಯಲ್ಲಿ ಆಗಿನ ಕಾಲಕ್ಕೆ ಮಹಾರಾಜ ಅಂದರೆ ಯಾರು ಅಂತ ಆಗಿದ್ರು? ರಾಮ, ರಾಮ ಅಂತಲೇ ಆಗಿದ್ದ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಮ ಅಭವನ್ ಕಥಾ ಅಂತ ವಾಲ್ಮೀಕಿಗಳು ಬರೀತಾರೆ. ಎಲ್ಲೋದು ರಾಮ ರಾಮ ರಾಮ, ರಾಜ ಅಂದ್ರೆ ರಾಮ. ಅದೇ ರೀತಿಯೇ ಇಲ್ಲಿ ಪುರುಷ ಅಂದರೆ ವಿಷ್ಣುವೇ ಆಗಿದ್ದಾನೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪುರುಷ ಶಬ್ದ ಸಾಮಾನ್ಯ ಏನು ಅರ್ಥ ಮಾಡ್ಕೋಬೋದು? ಆಧುನಿಕರು ಗಂಡಸಿನ ಸೂಕ್ತ ಹಾಗೆ ತಿಳ್ಕೊಂಡು ಏನಾಗುತ್ತಾಗ ಆ ಗಂಟೆ ಆ ಲಕ್ಷಣಗಳು ಸಹಸ್ರಶೀರ್ಷ ಪುರುಷ. ಯಾರು ಪುರುಷರ ಬಗ್ಗೆ ಹೇಳ್ತಾರಂದ್ರೆ ಅನಂತ ಕೈಗಳು, ಅನಂತ ಕಣ್ಣುಗಳು, ಅನಂತ ಕಿವಿಗಳು ಇರತಕ್ಕಂಥ ಪುರುಷ ಅಂದರೆ ಯಾರು? ನಾರಾಯಣ ಒಬ್ಬನೇ. ಪುರುಷ ಆದರೆ ಸಾಕ್ಷಾತ್ ನಾರಾಯಣ. ಅದಕ್ಕೆ ಪುರುಷ ಪ್ರಾಣದ ಪುರುಷ ವಿಷ್ಣುಶಾಸ್ತ್ರ ಏನು ಬಂದಿದೆ ಪುರುಷ ಅಂತ ಮತ್ತೆ ಬಂದಿದೆ. ಆ ಪುರುಷ ಅಂದ್ರೇನು? ಗುರು ಅಂದರೆ ಗುಣ, ಪೂರ್ಣ ಗುಣಾಧಿಕ ಅಂತ, ಪರಿಪೂರ್ಣ ಅಂತ. ಪುರುಷ ಅಂದರೆ ಪೂರ್ಣ ಅಂತ. ಪರಿಪೂರ್ಣನಾದ ವಿಷ್ಣು ಒಬ್ಬರೇ ಆದ್ರಿಂದಾಗೇನೆ ಪುರುಷ ಅಂತ ಅದನ್ನು ಕರೀತಾರೆ. ಉಪದೇಶ ಭೇದಾನ್ವೇತಿಕೆಯನ್ನ ಉಭಯಸ್ಕೃತಿ ಅವಿರೋಧಾತ್ವ ಹಾಗೆ ಸ್ವಾಮಿ ನೀವೇನೋ ಹೇಳಿದರೆ ನಮಗೆ ಕನ್ವಿನ್ಸ್ ಆಗಲಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತೀನಿ. ಯಾತಕ್ಕೆ ಅಂದರೆ ತ್ರಿಪಾದಶ್ಯಾಮೃತಂ ದಿವಿ ಇತಿ ಪೂರ್ವೋಪದೇಶ. ಆದರೆ ಏನಂತ ಹೇಳಿದ್ರಲ್ಲಿ ತ್ರಿಪಾದಶ್ಯಾಮೃತಂ ದಿವಿ ಅಂತ ಹೇಳಿದ್ರು. ಇನ್ನು ಹೇಳ್ತಾರೆ ಪರೋದಿವ ಅಂತ ಹೇಳ್ತಾರೆ. ಪರೋದಿವ ಈ ಮೂರು ಕೂಡ ಮೂರು ಲೋಕಗಳು ಅಮೃತಂ ದಿವಿ ತ್ರಿಪಾ ಅಸ್ಯ ತ್ರಿಪಾ ಅಮೃತಂ ದಿವಿ ಇವನು ಒನ್ ಥರ್ಡ್ ಮೂರು ಭಾಗಗಳು ಇದರಲ್ಲಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಎಲ್ಲರ ಮೇಲೆ ಇದ್ದಾರೆ ಅದೊಂದು ಬೇರೆ ಇದೊಂದು ಬೇರೆ ಎಲ್ಲ ಒಂದೇ ರೀತಿ ಇಲ್ಲ. ಉಪದೇಶ ಭೇದ ಅಂದರೆ ಒಂದು ಕಡೆ ಒಂದು ಹೇಳಿ ಇನ್ನೊಂದು ಕಡೆ ಮತ್ತೊಂದು ಹೇಳಿ. ಆದ್ದರಿಂದ ಬಂದಿರತಕ್ಕಂಥ ಅಗ್ನಿ ಈ ಪುರುಷನಲ್ಲ, ಆ ಪುರುಷ ವಿಷ್ಣು ಅಂತ ಹೇಳೋದು ಆಮೇಲೆ ವಿಚಾರ ಅಂತ ಹೇಳಿ ಹೇಳ್ತಾರೆ. ಹಾಗಲ್ಲ, ವಿಷ್ಣು ತ್ರಿಪಾತ್ ಹೌದು, ತ್ರಿಪಾತ್ ಹೌದು. ಅವ್ರು ಮೇಲಿದ್ದಾನೋ ಮೇಲಿದ್ದಾನೋ ಹೌದು. ಅರ್ಥ ಆಯ್ತಾ? ದೇವರು ಮಹಿಮೆ ಎರಡು ವಿಧಾನ ಉಂಟು. ದೇವರು ಎಲ್ಲರೊಳಗಿದ್ದಾನೋ ಎಲ್ಲರೊಳಗಿದ್ದಾನ, ಹೊರಗಿದ್ದಾನೋ ಹೊರಗೂ ಇದ್ದಾನೆ. ದೇವರ ಶಕ್ತಿ ಎಷ್ಟೇ ಕಿಂಚಿ ಜಗತ್ಸರ್ವಂ ಸೃತ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ಒಳಗೆ ನಮಗಿಂದ ಏನು ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಉಳಿದವರು ಲಿಮಿಟೇಷನ್ ಇದೆ. ದೇವರು ಹಾಗಲ್ಲ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಉಪದೇಶ ಭೇದ ಅಂದ್ರೇನೋ ವಿಶೇಷವಾದ ಅಂಶವನ್ನು ಇಟ್ಟುಕೊಂಡು ಉಪದೇಶ ಮಾಡಿರೋದ್ರಿಂದ ತ್ರಿಪಾತ ಅಂತ ಹೇಳಿದ್ದಾರೆ, ಪರೋದೇವ ಅಂತ ಹೇಳಿದ್ದಾರೆ ಅಂತ ಹೇಳಿ ಎರಡು ಕೂಡ ಏನಲ್ಲ, ಕಾಂಟ್ರಡಿಕ್ಷನ್ ಬೇರೆ, ಡಿಫರೆನ್ಸ್ ಬೇರೆ. ಡಿಫರೆನ್ಸ್ ಇರಬಹುದು, ಕಾಂಟ್ರಡಿಕ್ಷನ್ ಇರಬಾರ್ದು. ಡಿಫರೆನ್ಸ್ ಗೊತ್ತಾಯ್ತಾ? ಡಿಫರೆನ್ಸ್ ಇರಬಹುದು, ಕಾಂಟ್ರಡಿಕ್ಷನ್ ಇರಬಾರ್ದು. ಇಲ್ಲಿ ಉದಾಹರಣೆಗೆ ಇಲ್ಲಿ ಬೆಳಕಿದೆ, ನೀವೆಲ್ಲ ಕೂತಿದ್ದೀರಿ, 10 ಜನ ಕೂತಿದ್ದಾರೆ, 20 ಜನ ಕೂತಿರುವ ಪ್ರಾಬ್ಲಮ್. ಇಲ್ಲಿ ಬೆಳಕಿದೆ ಕತ್ತಲಿದೆ ಅಂತ ಸರಿಯಲ್ಲ. ಯಾಕೆ ಬೆಳಕು ಕತ್ತಲೆ ಎಂಥವು? ದೆ ಕೆನಾಟ್ ಕೋಯಿಲ್ಲಿ ಯಾವುದರ ಅಪೋಸಿಟ್ ಯಾವಾಗಲೂ ಕೋಯಿಲ್ಲಿಷ್ಟು ಆಗೋದಿಲ್ಲ. ಆದರೆ ಇದಾಗಿರೋದು ಎಷ್ಟು ಇರ್ಬೋದು, ಎಷ್ಟು ಬೇಕಾದ್ರೆ ಇರ್ಬೋದು. ಆದರೆ ದೇವರ ಬಗ್ಗೆ ಡಿಫರೆಂಟಾಗಿ ಹೇಳೋದು ಬೇರೆ, ಅಪೋಸಿಟ್ ಆಗಿ ಹೇಳೋದು ಬೇರೆ. ಇಲ್ಲಿ ಡಿಫರೆಂಟಾಗಿ ಹೇಳಿದ್ದಾರೆ ಹೊರತು ಅಪೋಸಿಟ್ ಆಗಿ ಹೇಳಿಲ್ಲ. ಅವರೇ ಸತ್ಯ ಮಾಡ್ಕೊಂಡ್ಬಿಟ್ಟ, ಇಲ್ಲಿ ಅಪೋಸಿಟ್ ಆಗಿ ಹೇಳಿದ್ದಾರೆ ಅಂತ ಬಂದಿಲ್ಲ ಅಂತ ವಿಶೇಷ. ಉಪದೇಶ ಭೇದ ಇದೆ ಹೊರತು ಬೇರೆ ಅಲ್ಲ. ಉಭಯಸ್ಪಿನ್ನಲ್ಲಿ ಅವಿರೋಧ, ಎರಡು ಹೇಳಿದ್ರು ವಿರೋಧ ಇಲ್ಲ, ಎರಡು ಹೇಳಿದ್ರು ವಿರೋಧ ಇಲ್ಲ ಅಂತ ದೋಷ ಇಲ್ಲ. ಜೈತೀರ್ಥರು ಬರ್ತಾರೆ ಹೇಳ್ತೀರಿ, ಟೀಕಾಕಾರ ಬರ್ತಾರೆ ಹೇಳ್ತೀರಿ ಅಂತ ಹೇಳಿ, ಜೈತೀರ್ಥರು ಬರ್ತಾರೆ ಅಂತ ಹೇಳ್ತೀರಿ, ಟೀಕಾರ ವೃದ್ಧ ಹೇಳ್ತೀರಿ ಅಂತ ಯಾರು ಯಾರು ಹೇಳೋದು? ಜೈತೀರ್ಥ ಹೇಳ್ತಾರೆ. ಅರ್ಥ ಆಯ್ತಾ? ಜೈತೀರ್ಥ ರಾಯರು ಬರೋದು ಬಂದಿದ್ದಾರೆ. ಸತ್ವ ಪ್ರಕಾಶಿಕ ನೇತೃತ್ವ ಬಂದ ರಾಯರ್ ಬರ್ಗಾರ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅರ್ಥ ಆಯ್ತಾ. ಅದು ಒಬ್ಬರಿಗೆ ಎರಡೂ ಹೆಸರಿದ್ದಾಗ ಹೇಳಿದಾಗ ಏನು ದೋಷ ಆಗಲ್ಲ. ದೇವರ ಮಹಿಮೆ ಹೇಗಿದೆ ಅಂತ ಕೇಳಿದ್ರೆ ತ್ರಿಪಾತ್ರ ಹೌದು, ಪರಹ ದಿವನ ಹೌದು, ಏನು ಯೋಚನೆ ತ್ರಿಸಪ್ತ ಲೋಕ ಅಪೇಕ್ಷೆಯ ಉಭಯಸ್ಕಿನ್ನ ವಿರೋಧ ತಸ್ಮಾತ್ ನೈಕಂ ವಸ್ತು ಅತ್ರ ಉಚ್ಯತೆ ಇದೆಯನ್ನ ಎರಡೂ ವಸ್ತುಗಳು ಒಂದೇ ಅಂತ ಹೇಳಬಾರದು ಅಂತ ಕೇಳಿದ್ರೆ ಹೇಳಬಾರದು ಹಾಗೆ ತ್ರಿಸಪ್ತ ಲೋಕಾಪೇಕ್ಷೆಯ ಉಭಯಸ್ಕನ್ನ ವಿರೋಧ. ಪರಮಾತ್ಮ ಮೂರು ಲೋಕದಲ್ಲಿದ್ದಾನೋ ಇದ್ದಾನೆ, ಏಳು ಲೋಕದಲ್ಲಿದ್ದರೆ ಏಳು ಲೋಕದಲ್ಲಿ ಇದ್ದಾನೆ. ಮೂರು ಲೋಕ ಅಂತ ಹೇಳಿದ್ರೆ ಭೂ ಭೂ ಅಂತಹ ಮೂರು ಲೋಕ, ಭೂ ಭೂ ಅಂತಹ ಮಹಾಜನ ತಪಾ ಸತ್ಯಂ ತಗೊಂಡ್ಬಿಟ್ರೆ ಏಳು ಲೋಕ, ಎರಡು ಸರಿನೇ ಏನು ತಪ್ಪ. ಇದು ಗಾಯತ್ರಿ ಅಧಿಕಾರಣ. ಇದು ಗಾಯತ್ರಿ ಅಧಿಕಾರದಲ್ಲಿ ಏನು ತೀರ್ಮಾನ ಮಾಡಿದ್ರು, ಇಲ್ಲಿ ಗಾಯತ್ರಿ ಶಬ್ದ ವಾಚಕರ ಅವರು ಅಗ್ನಿ ಅಂತನೂ ಅಲ್ಲ, ಗಾಯತ್ರಿ ಛಂದಸ್ಸೂ ಅಲ್ಲ, ಮುಖ್ಯವಾಗಿ ಯಾರು ಪ್ರತಿಪಾದ್ಯರಾಗಿದ್ದಾರೆ, ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ. ಪ್ರಾಣೋ ವಿಷ್ಣು ರೀತಿ ಉತ್ತಮ ತವ ತಾವೀರ್ಷನ್ ಪ್ರಿಯಶ್ರಿತ್ರೋತ್ರ ಮನೋವಾ ಪ್ರಾಣ ವಿಷ್ಣುತ್ವೇ ಅವಿಧಾನಿ ಪ್ರಾಣೋ ವಿಷ್ಣುರಿತ್ಯುಕ್ತ. ಹಿಂದೆ ಪ್ರಾಣಾಧಿಕರಣ ಬಂದಿತ್ತು, ಅದು ಪ್ರಾಣಾಧಿಕರಣ, ಇದು ಪ್ರಾಣಾಧಿಕರಣ, ಎರಡು ಪ್ರಾಣಾಧಿಕರಣ ಬಂತು. ಅತಯವ ಪ್ರಾಣ ತಂದಿಂಗ ಅದು ಪ್ರಾಣಾಧಿಕರಣ, ಇದು ಪ್ರಾಣಾಧಿಕರಣ, ಪ್ರಾಣಸ್ತಥಾನುಗಮ. ಅದಕ್ಕೆ ಎರಡು ಪ್ರಾಣಾಧಿಕರಣ ಬಂತಲ್ಲ, ಕನ್ಫ್ಯೂಷನ್ ಆಗಬಾರದು ಅಂತ ಏನಂತ ಕರೀತಾ ಇದ್ದೀನ, ಅಂತಿಮ ಪ್ರಾಣಾಧಿಕರಣ ಅಂತ ಕರೀತಾರೆ, ಅಥವಾ ಪಾದಾರ್ಥ ಪ್ರಾಣಾಧಿಕರಣ ಅಂತ ಕರೀತಾರೆ. ಗೊತ್ತಾಯ್ತು, ಅಲ್ಲಿ ಬಂದಿರೋ ಪ್ರಾಣ ಮುಖ್ಯ ಪ್ರಾಣ ಹೌದಲ್ಲೋ ಅಂತ ಅಲ್ಲಿ ಪ್ರಶ್ನೆ. ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಇಂದ್ರಿಯ ಅಂತ, ಇಂದ್ರಿಯ ಈ ಸಹ ಅಭಿಧಾನ. ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಇಂದ್ರಿಯಗಳಲ್ಲಿ ಸೇರಿರತಕ್ಕಂಥ ಪ್ರಾಣನಾದ್ದರಿಂದ ಇವನು ವಿಷ್ಣುವಲ್ಲ ಅರ್ಥ. ಎಲ್ಲಿ ತಾವಾ ಏತಾಹ ತೀರ್ಥಂ ಪ್ರಿಯ ವೈತರಿ ಉಪಶಿಷ್ಟರೇ ಮಾತ್ರ, ವೈತರಿ ಉಪಶಿಷ್ಟರಿಗೆ ಬಂದಿದೆ ಈತನನ್ನು ಎಲ್ಲ ಇಂದ್ರಿಯಗಳು ಆಶ್ರಯಿಸಿಬಿಟ್ಟಿವೆ, ಈತನೇ ಪ್ರಾಣ ಅಂತ ಹೇಳಿ. ಅತಃ ಓಂ ಪ್ರಾಣ ಸಹ ಅನುಗಮ. ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಕೂಡ ಯಾರು, ವಿಷ್ಣುವೇ ಆಗಿದ್ದಾನೆ. ಯಾತಕ್ಕೆ ತಂ ದೇವಾ ಪ್ರಾಣಯಂತ ತಯೇತು ತಯೇತ ಪ್ರಾಣ ಪ್ರಾಣರುಚ ದೇವ ವಿದ್ಯಾ ತರಯಂ ಪ್ರಾಣೋ ಅಧಿಷ್ಠತಿ ಇತ್ಯಾದನುಗಮಾತ್ ಪ್ರಹತಿ ಪ್ರಾಣೋ ವಿಷ್ಣುರೇವಾ. ಅನುಗಮ ಅಂದ್ರೇನು, ಅಲ್ಲಿ ಅನ್ವಯ ಸಮನ್ವಯ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಣ ಅಂತ ಹೇಳಿಬಿಟ್ಟು ಈ ದೇವನನ್ನ, ಈ ಪ್ರಾಣವನ್ನ ಎಲ್ಲ ದೇವತೆಗಳು ಆಶ್ರಯಿಸಿದ್ದಾರೆ. ಈತ ಯಾರು, ಈತನೇ ಎಲ್ಲರಿಗೂ ಪ್ರಾಣಭೂತನಾದಂಥ ಪ್ರಾಣ. ಪ್ರಾಣ ವಿಚಹ ವಿದ್ಯೇವ ವಿದ್ಯಾ ಹೃದಯಂ ಪ್ರಾಣೋ ಅಧಿತಿಷ್ಠತಿ ಎಲ್ಲರ ಮೇಲೆ ಈ ಪ್ರಾಣ ಇದ್ದಾನೆ ಇತ್ಯಾದಿ ಸಮನ್ವಯ ಮಾಡಿರೋದ್ರಿಂದ ಈ ಪ್ರಾಣ ಯಾರಲ್ಲ, ಇಂದ್ರಿಯಗಳಲ್ಲಿ ಸೇರಿರ್ತಕ್ಕಂಥ ಪ್ರಾಣ ಅಲ್ಲ, ಈತ ಸಾಕ್ಷಾತ್ ವಿಷ್ಣುವೇ ಆಗಿದ್ದಾನೆ. ಅತ್ರಾಪಿ ಪ್ರಾಣೋ ವಿಷ್ಣುರೇವ ವಿಷ್ಣುಮೇವ ಅನಯಂತೇವಾತಿ ಉಪಾಸತೆ ಸೇವ ಸರ್ವೇದೋಕ್ತ ದೇಹ ಉಚ್ಯತೆ ತದ್ರಥೋ ದೇಹ ಉಚ್ಯತೆ ಇತಿ ಕಾಂದೇ. ವಿಷ್ಣುವೇವ ಅನಯಂತೇವಾ ವಿಷ್ಣು ಭೂತಿ ಉಪಾಸತೆ, ಎಲ್ಲ ದೇವತೆಗಳು ವಿಷ್ಣುವನ್ನೇ ಆರಾಧನೆ ಮಾಡ್ತಾರೆ, ವಿಷ್ಣುವನ್ನೇ ಆಶ್ರಯಿಸಿದ್ದಾರೆ. ಸೇವ ಸರ್ವೇದೋಕ್ತ ಎಲ್ಲ ವೇದಗಳಿಂದ ಉಕ್ತನಾದವನು ಯಾರು, ಆ ವಿಷ್ಣುವೇ ಆಗಿದ್ದಾನೆ. ತದ್ರಥೋ ದೇಹ ಉಚ್ಯತೆ, ಈ ದೇಹ ಅಂದರೆ ಏನು, ಅವನ ರಥ. ನಮ್ಮ ದೇಹವನ್ನು ಏನಂತ ಕರೀತಾರೆ, ವಿಷ್ಣುವಿನ ರಥ ಅಂತ ಕರೀತಾರೆ. ಕಠೋಪನಿಷತ್ತರು ಹೇಳ್ತಾರೆ ಇದೇ ರಥ, ವಾಯುದೇವರೇ ಸಾರಥಿ, ಜೀವನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ವರ್ಣನೆ ಮಾಡಬೇಕಾದ್ರೆ ಕುದುರೆಗಳು ಯಾವುದು, ಅದಕ್ಕೆ ಇಂದ್ರಿಯಾಣಿ ಹಯಾನಾಥ ಇಂದ್ರಿಯಗಳೇ ಕುದುರೆಗಳು ಅಂತ ದೇಹ ರಥವನ್ನು ಕರೀತಾರೆ. ಅದಕ್ಕೆ ದಾಸ ಹೇಳಬೇಕಾದ ರಥದಿಂದ ರಥಕ್ಕೆ ಬಾರು ಅಂತ ರಥದಿಂದ ರಥಕ್ಕೆ ಬಾರು ಹರಿಯೇ. ರಥೋತ್ಸವ ನೋಡಬೇಕಾದ್ರೆ ರಥ ದೇವರು ಕೂತಿದ್ದಾರೆ, ನಾವು ಎಳಿತಾ ಇದ್ದೇವೆ, ಯಾಕೆ ಕಳಿಸಿದ್ದೇವೆ ಅವ್ರಿಗೆ ಎಲ್ಲೇ ಹೇಳ್ಕೊಂಡು ಹೋಗ್ಬೇಕಲ್ಲ. ಆ ರಥದಲ್ಲಿ ಇಲ್ಲಿ ಕೂತಿದ್ದಿ, ದೇಹರಥದಲ್ಲೂ ಕೂತಿದ್ದಿ, ಇಲ್ಲಿ ಕೂತ ಇಲ್ಲಿ ಕಂಡಾಗ ಅಲ್ಲಿ ಕಾಣೋ ಅಂತ. ಈ ರಥದಲ್ಲಿ ಹ್ಯಾಕ್ ಕಾಣ್ತಿದ್ಯೋ ಹಾಗೆ ನಮ್ಮ ಹೃದಯ ರಥದಲ್ಲೂ ಕಾಣಬೇಕು ಅಂತ ಪ್ರಾರ್ಥನೆ ಮಾಡಿ. ಒಂದು ರೌಂಡ್ ಹಾಕಿ ಬಿಟ್ಟುಬಿಟ್ರೆ ರಥ ಅಂತವಲ್ಲ, ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ದೇಹವನ್ನು ರಥ ಅಂತ ಕರೆದು ನಿಲ್ಲಿಸ್ತಾರೆ. ಇಂಥ ರಥದೊಳಗೆ ದೇವರಿದ್ದಾರೆ, ದೇವರು ಸರ್ವವೇದ ಪ್ರತಿಪಾದ್ಯರಾಗಿದ್ದಾರೆ ಅಂತ ಹೇಳಿದ ಮೇಲೆ ಈ ಸ್ಕಂದ ಪುರಾಣದ ವಾಕ್ಯದಿಂದ ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಯಾರು, ಸಾಕ್ಷಾತ್ ವಿಷ್ಣುವೇ ಆಗಿದ್ದಾನೆ. ಓಂ ನವಃಪುರಾತ್ಮೋಪದೇಶಾದಿತಿ ಅಧ್ಯಾತ್ಮ ಸಂಬಂಧ ಭೂಮಾಹಿ ಅಸ್ಮಿನ್ ಓ ನಾ ವಸ್ತು ಆತ್ಮೋಪದೇಶಾದಿತಿ. ಇಲ್ಲಿ ಹಾಗೆ ಹೇಳೋದಕ್ಕೆ ಬರೋದಿಲ್ಲ, ಈ ಪ್ರಾಣ ವಿಷ್ಣು ಆಗೋದಿಲ್ಲ ಅಂತ ಇನ್ನೊಂದು ಕಾರಣ ಕೊಡ್ತಾನೆ, ಅದು ಉತ್ತರ ಕೊಡ್ತಾನೆ. ಪ್ರಾಣೋಪಾಹಮಸ್ತಿಷೇ ಮುಕ್ತು ಆತ್ಮೋಪದೇಶಾತ್ ಅತ್ರೇವೇತಿ ಚೆನ್ನ. ಈ ಪ್ರಸಂಗ ಇತರೆ ಉಪನಿಷತ್ತಿನಲ್ಲಿ ಬರುತ್ತೆ. ಇಂದ್ರದೇವರು ಏನ್ ಮಾಡಿದ್ರಂತೆ, ವೃತ್ತಾಸುರನ ಕೊಂದ್ರು. ಕೊಂದ್ಮೇಲೆ ಏನ್ ಮಾಡಿದ್ರು, ವಿಚಿತ್ರವಾದಂಥ ಒಂದು ಕಾರ್ಯ ಮಾಡಕ್ಕೆ ಹೊರಟಿದ್ದ. ಏನ್ ಮಾಡ್ಬೇಕು, ಏನಾಗಬೇಕಾಗಿದೆ ಅವರೀಗ, ಮಹೇಂದ್ರ ಅಂತ ಆಗ್ಬೇಕಾಗಿ, ಗೊತ್ತಾಯ್ತಾ, ಮಹೇಂದ್ರ ಅಂತ ಅನ್ಸ್ಕೋಬೇಕಾಗಿ. ಅದಕ್ಕೆ ಏನ್ ಮಾಡಿ, ಬೃಹತಿ ಸಹಸ್ರ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ. ಯಾಗ ಮಾಡಬೇಕಾದ್ರೆ ಸಾಕ್ಷಾತ್ ವಿಷ್ಣು ಬಂದಮೇಲೆ ಕೂತಿದ್ದಾನೆ, ವಿಶ್ವಾಮಿತ್ರ ಮುನಿಗಳೆಲ್ಲ ಇದ್ದ. ಆಗೇನಾಯ್ತಂತೆ, ವಿಶ್ವಾಮಿತ್ರ ಮುನಿಗಳು ಕುರಿತು ಬೃಹತಿ ಸಹಸ್ರವನ್ನು ಹೇಳಿ ಹೇಳಿದ್ದ, ಬೃಹತಿ ಸಹಸ್ರವನ್ನು ಹೇಳಿದ್ದ. ಆಗ ಇಂದ್ರದೇವರು ಭಾರಿ ಖುಷಿಯಾಗಿ ಇನ್ನೊಮ್ಮೆ ಹೇಳಿ ಅಂತ ಹೇಳಿದ್ದ. ಮತ್ತೊಮ್ಮೆ ಹೇಳ್ತ, ಭಾರಿ ಖುಷಿಯಾಗಿ ಇನ್ನೊಮ್ಮೆ ಹೇಳಿ ಅಂತ ಹೇಳಿದ್ದ, ಭಾರಿ ಖುಷಿಯಾಗಿ. ಆಗ ನೀವು ಮೂರ್ತಂತ ಹೇಳಿದ್ದೀರಿ, ಏನು ಬೇಕು ಹೊರ ಕೇಳಿ ಅಂತ ಕೇಳ್ತ. ತಕ್ಷ ವಿಶ್ವಾಮಿತ್ರರು ಕೇಳ್ತ, ನೀವು ಯಾರು ಹೇಳಿ ಅಂತ ಕೇಳ್ತ. ಇದು ಹೇಳಿದ್ದಾರೋ ಇಂದ್ರದೇವರು, ನೀವ್ಯಾರು ಅಂತ ಹೇಳ್ತ. ತಕ್ಷ ಅವರಂತ ಪ್ರಾಣೋವಾಹಮಸ್ತಿ ಋಷೇ ಅಂತ ಹೇಳ್ತ, ನಾನು ಪ್ರಾಣ ಅಂತ ಹೇಳ್ತ. ಹೇಳ್ತಿರೋದು ಯಾರೋ ಇಂದ್ರದೇವರು. ಏನಂತ ಹೇಳ್ತಾರೆ, ನಾನು ಪ್ರಾಣ ಅಂತ ಹೇಳ್ತ. ದೇವರು ಇಂದ್ರದೇವರು ಪ್ರಾಣ ಅಂತ ಆಯ್ತೋ ಇಲ್ಲ ಅಂತ ಪ್ರಶ್ನೆ ಈಗ. ಇಷ್ಟೆಲ್ಲ ಗೊತ್ತಿದ್ರೆ ಕನ್ಫ್ಯೂಷನ್ ಬರುತ್ತೆ. ಇದು ಯಾರಿಗೆ ಬ್ರಹ್ಮಸೂತ್ರಗಳು ಕನ್ಫ್ಯೂಷನ್ ಬಂದವರು, ನಮಗೆ ಚಾನ್ಸ ಇಲ್ಲ ಅದಕ್ಕೆ ಓದೇ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಚಾನ್ಸ್ ಇಲ್ಲ. ಅವರಿಗೆ ಅರ್ಥ ಆಗಲಿಕ್ಕೆ ಕಲಿತಿರೋದು ಪ್ರಾಣೋ ಮಹಾವಸ್ತುಷೇ ಅಂತ ಹೇಳಿದ್ರು. ಹೇಳ್ತಿರೋದು ಇಂದ್ರದೇವರು ಕಲು ಪ್ರಾಣ ಅಂತ ಹೇಳಿದ್ರು. ಏನು ಪ್ರಾಣ ಯಾರಾಗ್ತಾ ಇರಿ, ಇಂದ್ರದೇವರ ಬಿಟ್ಟು ಹೇಗಾಗ್ತಾ ಇರುತ್ತೆ ಪ್ರಶ್ನೆ ಮಾಡ. ಅದು ಪುತ್ರ ಕೊಡ್ತಾರೆ, ನಾವು ಉಕ್ತು ಆತ್ಮೋಪದೇಶ ಇತಿ ಚೇತ್ ಅಧ್ಯಾತ್ಮ ಸಂಬಂಧ ಹೂಮಾಯಿ ಅಸ್ಮಿನ್ ಅಲ್ಲಿ ಹೇಳಿದರು. ಅವರು ಪ್ರಾಣೋ ಮಹಾವಸ್ತುಷೇ ಅಂತ ಹೇಳಿದರು. ಇತಿ ಗೊತ್ತಿರ ಆತ್ಮೋಪದೇಶ ಇಂದ್ರ ಏವೇತಿ ಚೆನ್ನ ಪ್ರಾಣತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಇತಿ ಬಹು ಅಧ್ಯಾತ್ಮ ಸಂಬಂಧೋ ನಿಯತ್ರ ವಿದ್ಯತೆ. ಈ ಪ್ರಾಣದೇವರು ಇಂದ್ರದೇವರು ಹೇಳ್ತಿದ್ದಾರೆ, ನಾನು ಪ್ರಾಣ ಅಂತ ಕರ್ಕೊಂಡಿದ್ದಾರೆ. ಅದಕ್ಕೆ ಅರ್ಥ ಏನು ಅಂದರೆ, ನಾನು ಪ್ರಾಣ ಅಂತಲ್ಲ, ನನ್ನ ಪ್ರಾಣದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಒಂದು ಲೋಟ ಇರುತ್ತೆ, ಎರಡು ಬಿಟ್ಟ ವೇ ಬಿಟ್ಬೇಡ ಬೆಂಕಿ ಅಂತ ಹೇಳ್ತಾರೆ. ಲೋಟ ಬೆಂಕಿ ಆಗುತ್ತಾ? ಯಾತಕ್ಕಾಗಿದೆ, ಕಾಯಿ ಕೆಟ್ಟಿದ್ದಾರೆ ಅದು ಬೆಂಕಿ ಆಗಿದೆ ಅಂತ. ಅರ್ಥ ಆಯ್ತಾ? ಈಗ ಲೋಟ ಏನಂತ ಕರೆದು ಬೆಂಕಿ ಅಂತ ಕರೆದು, ಬೆಂಕಿ ಅಂತ ಎಕ್ಚುಲಿ ಬೆಂಕಿ ಅಲ್ಲ ಅದು. ಬಟ್ ಏನಾಗಿದೆ ಅದೀಗ, ಬೆಂಕಿಯ ಸಂಬಂಧ ಒಂದು ಅಧ್ಯಾತ್ಮ ಸಂಬಂಧ ಹೂಮಾಗಿ ಅಷ್ಟೇ. ಆಗ ಇಂದ್ರದೇವರಲ್ಲಿ ಏನು ಸೇರಿತ್ತು, ವಿಶೇಷ ಪ್ರಾಣದವರ ಸನ್ನಿಧಾನ ಇತ್ತು. ಅದಕ್ಕೋಸ್ಕರ ಏನಂದ್ರೆ ಅವರು ಪ್ರಾಣೋವ ಅಂತ ಹೇಳಿ. ಅಷ್ಟೇ ಅಲ್ಲ, ಆ ಪ್ರಾಣ ಈ ಪ್ರಾಣ ಅಲ್ಲ, ಮತ್ತೆ ಯಾವ ಪ್ರಾಣ, ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಬಂದಿತ್ತು. ಅದಕ್ಕೇನೆ ಬೃಹತಿ ಶಾಸ್ತ್ರ ಹೇಳಿದ್ರೆ ಭಾರಿ ಖುಷಿಯಾಯ್ತಂತ. ಬೃಹತಿ ಶಾಸ್ತ್ರ ಯಾರ್ದು ಹೇಳುತ್ತೆ, ಮುಖ್ಯ ದೇವರನ್ನು. ಬೃಹತಿ ಶಾಸ್ತ್ರ ಇದ್ಬಿಟ್ಟು ವಿಷ್ಣು ಸಹಸ್ರನಾಮ, ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ, ಒಂದಕ್ಕೊಂದು ಲಿಂಕ್ ಇದೆ. ಅದಕ್ಕೇನೆ ನನ್ನ ಹೆಸರು ಹೇಳಿದ್ದೆ, ಇನ್ನೊಂದು ಹೇಳಿ ಇನ್ನೊಂದು ಹೇಳಿ ಅಂತ ಹೇಳಿ. ಮೊದಲೇನು ತಿಳ್ಕೊಂಡ್ರವರು ಇದ್ರ ಮುಂದೆ ಹೇಳಿದರು ಪ್ರಾಣೋವ ಅಂತ ಕರೆದು, ಆಶ್ಚರ್ಯ ಆಯಿತು. ಆಗಲೇ ನೋಡಿದ್ರೆ ಮುಖ್ಯ ಪ್ರಾಣನ್ನು ಸಾಕ್ಷಾತ್ ನಾರಾಯಣ ಇದ್ದಾನೆ, ಮೂರು ಸರ್ ಹೇಳ್ತಾರೆ. ಅದಕ್ಕೆ ಅನ್ನ ಬೃಹತಿ ಸಹಸ್ರ ಹೇಳಿದ್ರೆ ದೇವರಿಗೆ ಎಷ್ಟು ಖುಷಿಯಾಗುತ್ತೆ ಅಂತೆ, ನೈವೇದ್ಯವಾದಷ್ಟು ಖುಷಿಯಾಗುತ್ತೆ. ಅದು ವಿಷ್ಣು ಸಹಸ್ರ ಬೃಹತ್ ಸಹಸ್ರ ಅರ್ಥ ಆದ್ದರಿಂದ, ವಿಷ್ಣು ಸಹಸ್ರ ಹೇಳಿದ್ರೆ ಏನು ಪುಣ್ಯ ಬರುತ್ತೆ ಅಂತೆ, ನೀರು ನೈವೇದ್ಯ ಮಾಡಿದ ಪುಣ್ಯ ಬರುತ್ತೆ. ಅರ್ಥ ಆಯ್ತಾ? ಅನ್ನ ನೀರು ಏನಿಲ್ಲ, ವಿಷ್ಣು ಸಹಸ್ರ ಹೇಳಿಬಿಟ್ರೆ ಅನ್ನ ದೇವರಿಗೆ ಅನ್ನ. ಅದರಿಂದ ದೇವಪೂಜೆ ಕಾಲ ವಿಷ್ಣು ಸಹಸ್ರನಾಮ ಹೇಳೋದು ಬಹಳ ಮುಖ್ಯವಾದದ್ದು. ವಿಷ್ಣು ಸಹಸ್ರನಾಮ ದ್ವಾದಶೋತ್ರಾದಿಗಳೆಲ್ಲ ಅತ್ಯಂತ ಪ್ರಿಯ. ಇದರಲ್ಲಿ ಹೇಳ್ತಾರೆ ಉದಾಹರಣೆ, ದೇವರು ಏನು ಮಾಡಿದ್ದಾನಂತೆ, ಮನಸ್ಸು ಮಾತು ಸಮರ ಅದನ್ನು ತನ್ನ ಅನ್ನ ಅಂತ ಮಾಡ್ಕೊಂಡಿದ್ದಾನೆ. ದೇವ್ರ ಕಡೆ ಮನಸ್ಸು ಹಾಕಿದರೆ ದೇವರಿಗೆ ನೈವೇದ್ಯ ಮಾಡಿದಾಗ ಲೆಕ್ಕ, ದೇವರಿಗೆ ಸ್ತೋತ್ರ ಮಾಡಿದರೆ ನೈವೇದ್ಯ ಮಾಡಿದಾಗ ಲೆಕ್ಕ ನಡೀತಾ. ಅದೇ ರೀತಿ ಭೌತಿಕಶಾಸ್ತ್ರ ಹೇಳಿದಾಗ ವಿಶೇಷತ ಅನ್ನ, ದೇವರಿಗೆ ವಿಶೇಷ ಬಹಳ ಪ್ರೀತಿ ಅದು. ಯಾತಕ್ಕೆ ಅಂದರೆ ಅದಕ್ಕೆ ಅಭಿವಾರಿ ದೇವತೆಗಳು ಯಾರು, ವಾಯುದೇವರು. ವಾಯುದೇವರು ಮುಖ್ಯಾಭಿಮಾನಿಗಳಾದ್ದರಿಂದ ಈತ ಪ್ರತಿಪಾದ್ಯ ಅವರ ಅಭಿಮಾನಿ ದೇವತೆಗಳು. ಆದ್ದರಿಂದಾಗಿಯೇ ಭೌತಿಕ ಶಾಸ್ತ್ರ ಅತ್ಯಂತ ಪ್ರಿಯ. ನೀವು ಹೇಳಿ ನೀವು ಹೇಳಿ ಅಂತ ಅನ್ನ ಇನ್ಸೋಪಾಕಿ ಇನ್ಸೋಪಾಕಿ ಅಂತಾರಲ್ಲ, ಇನ್ನೊಂದ್ಸರ್ತಿ ಹೇಳಿ ಇನ್ನೊಂದ್ಸರ್ತಿ ಅಂತ ಹೇಳಿ ವಿಶ್ವಾಮಿತ್ರಿಗೆ ಅರ್ಥ ಆಯ್ತು. ಓಂ ಶಾಸ್ತ್ರದೃಷ್ಟ್ಯಾ ಉಪದೇಶ ವಾಮದೇವತ್ ಓಂ ಉಪದೇಶ ಅಹಮಸ್ ಪ್ರಾಣೋವ ಅಹಮಸ್ ಋಷಿ ಜಾತಕ್ಕೆ ಹೇಳಿದ್ರು ಅಂದರೆ ಶಾಸ್ತ್ರದೃಷ್ಟ್ಯ ಶಾಸ್ತ್ರ ಬಂದರೂ ಅರ್ಥ ಆಗೋದಿಲ್ಲ. ಆಚಾರ ಅರ್ಥ ಬರೀತಾರೆ ಶಾಸ್ತ್ರ ಶಬ್ದಕ್ಕೆ ಏನಂತ ಅರ್ಥ, ಅಂತರ್ಯಾಮಿ ಅಂತ ಅರ್ಥ. ಅಂತರ್ಯಾಮಿ ದೃಷ್ಟ್ಯ ಅಂತ ಅಂತರ್ಯಾಮಿಯ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ. ಸಂವಿತ್ ಶಾಸ್ತ್ರಂ ಪರಂಪದಂ ಇತಿ ಭಾಗವತೆ, ಸಂವಿತ್ ಶಾಸ್ತ್ರಂ ಪರಂಪದಂ ಇತಿ ಭಾಗವತೆ. ಶಾಸ್ತ್ರ ಶಬ್ದಕ್ಕೆ ಅಂತರ್ಯಾಮಿ ಏನರ್ಥ, ಭಾಗವತ ಪುರಾಣದಲ್ಲಿ ಬಂದಿದೆ ಅಂತ. ತತ್ತನ್ನಾಮೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ಸರ್ವಾಪಿ ಕಿಂಚಿನ್ ನಾಮಾಸ್ತಿ ಅಮೃತೇ ಪುರುಷೋತ್ತಮಂ ಇತಿ ಪದ್ಮೇ ಪರಮಾತ್ಮ ತತ್ತನ್ನಾಮ್ನ ಉಚ್ಯತೆ ವಿಷ್ಣು. ಯಾವುದೇ ಹೆಸರಿನಿಂದ ಕೂಡ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಅದಕ್ಕೆ ಸರ್ವಶಾಸ್ತ್ರತ್ವ ಹೇತು ಸಹ, ಎಲ್ಲರಿಗೂ ಶಾಸಕರಾಗಿ ವಿಷ್ಣು ಇದ್ದಾರೆ. ಆದ್ದರಿಂದ ಯಾರೇ ಏನೇ ಒಂದು ಹೆಸರಾಗಿದ್ದರೂ ಕೂಡ ಆ ದೇವತೆಗಳ ಹೆಸರಿನ ವಚನಾದವನು ಯಾರು, ವಿಷ್ಣುವೇ ಆಗಿದ್ದಾನೆ. ನ ಕಾಪಿ ಕಿಂಚಿನ್ ನಾಮಾಸ್ತಿ ಸಂಭೃತೇ ಪುರುಷೋತ್ತಮ ಬಿಸಿ ಭಾವನೆ. ಎಲ್ಲ ಹೆಸರು ದೇವನ ಹೇಳುತ್ತೆ ಅಲ್ಲ, ದೇವರ ಹೆಸರು ಹೇಳದೇ ಇರತಕ್ಕಂಥ ಪದವೇ ಜಗತ್ತಿನಿಂದ ಅಂತ ಹೇಳಿ, ಇದು ದೇವರ ಹೆಸರಲ್ಲ ಅಂತ ವಾಕ್ಯ ತೋರಿಸಿ ಅಂತ ಹೇಳ್ತಾರೆ. ಇದು ದೇವರ ಹೆಸರಲ್ಲ ಅನ್ನೋ ವಾಕ್ಯ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಒಂದು ವಾಕ್ಯ ಇಲ್ಲ, ಶಬ್ದ ಇಲ್ಲ, ಧ್ವನಿ ಇಲ್ಲ, ಯಾವುದೂ ಇಲ್ಲ. ಮೂಲತಃ ಏನಾಗಬೇಕದು, ದೇವರನ್ನು ಹೇಳಲೇಬೇಕು. ಅದಿಟ್ಕೊಂಡೇ ಆಕಾಶ ಪತಿತಂ ಸೋಯಂ ಯಥಾಗತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಟ್ಟಿ ಜೋರ ಹರಿಯ ನೀರನ್ನು ನೋಡ್ತೇವೆ ನಾವು. ನೋಡಿ ಎಲ್ಲಿಗೆ ಹೋಗುತ್ತೆ ನನಗೆ ಗೊತ್ತಿಲ್ಲ, ಒಂದು ಗ್ಯಾರಂಟಿ ಸಮುದ್ರಕ್ಕೆ ಹೋಗುತ್ತೆ ಅಷ್ಟು ಗ್ಯಾರಂಟಿ. ಭಯ ಎಂದು ರೂಟ್ ಎಲ್ಲ ನನಗೆ ಗೊತ್ತಿಲ್ಲ. ಅದು ನದಿ ಹರಿಯೋ ನದಿ ನೀರು ಎಲ್ಲಿಗೆ ಹೋಗ್ಬೇಕು, ಒಣದ ಹೋದ್ರೆ ಸಮುದ್ರಕ್ಕೆ ಹೋಗಲೇಬೇಕು. ಅದೇ ರೀತಿಯಲ್ಲಿ ಯಾವುದೇ ಶಬ್ದ ಪರಿ ಯಾರನ್ನು ಹೇಳಬೇಕು, ದೇವ್ರನ್ನ ಹೇಳಲೇಬೇಕು. ಭಯ ಬೇಕಾದಷ್ಟು ಹೇಳ್ಬೋದು, ಅವ್ರವ್ರನ್ನ ಹೇಳ್ಬೋದು, ಬಟ್ ಎಂಟು ಎಲ್ಲಿ ಆಗೋದು, ಸಮುದ್ರದಲ್ಲಿ. ಅದೇ ರೀತಿ ಒಂದೇ ಯಾವುದೇ ವಾಕ್ಯದ ಪರಮ ಮುಖ್ಯ ವೃತ್ತಿ ಅರ್ಥ ಯಾರೋ ನಾರಾಯಣನೇ ಆಗಿದ್ದಾನೆ. ಇದನ್ನು ಇದಕ್ಕೋಸ್ಕರ ಹೇಳ್ತಾನೆ. ನಕ್ವಾಪಿ ಕಿಂಚಿನ್ ನಾಮಾಸ್ತಿ ಸಮೃತೇ ಪುರುಷೋತ್ತಮ. ಆ ವಿಷ್ಣುವಾದ ಪುರುಷೋತ್ತಮನನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಕೂಡ ಒಂದು ಹೆಸರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಇತಿ ಪಾದ್ಮೆ ಅಹಂ ಮನುರಭವಂ ಯಜ್ಜ ಇತ್ಯಾದಿವತ್. ಅದೇ ರೀತಿ ಅಹಂ ಮನು ಅಹಂ ಸೂರ್ಯ ಅಂತ ಹೇಳ್ತಾನೆ. ಅಲ್ಲೂ ಕೂಡ ನಾನು ಮನು ನಾನು ಸೂರ್ಯ ಅಂತ ಅರ್ಥ ಅಲ್ಲ, ನನ್ನೊಳಗೆ ಮನು ಇದ್ದಾನೆ, ನನ್ನೊಳಗೆ ಸೂರ್ಯ ಇದ್ದಾನೆ ಅಂತ ಅರ್ಥ ಹೊರತು ಬೇರೆ ಅಲ್ಲ. ಇತ್ಯಾದಿವತ್ ಓಂ ಜೀವ ಮುಖ್ಯ ಪ್ರಾಣಲಿಂಗ ಉಪಾಸಾತ್ರಯ ವಿದ್ಯಾ ಆಶ್ರಿತತ್ವಾತ್ ಇಹ ತದ್ಯೋಗಾ. ಓಂ ಜೀವ ಮುಖ್ಯ ಪ್ರಾಣಲಿಂಗಾತ್ ನಾಯಿ ದಿಶೆಯನ್ನ ನೋಡಿದ್ರೆ ಅದು ಜೀವನ ಬಗ್ಗೆ ಜೀವನ ಲಕ್ಷಣ ಇಲ್ಲಿ ಬಂದಿದೆ, ಮುಖ್ಯ ಪ್ರಾಣದ ಲಕ್ಷಣ ಬಂದಿದೆ. ಆದ್ದರಿಂದ ವಿಷ್ಣು ಅಲ್ಲ ಅಂತ ಹೇಳೋದಕ್ಕೆ ಹೋಗಬಾರದು. ಉಪಾಸಾತ್ರಯ ವಿದ್ಯಾ ಆಶ್ರಿತತ್ವಾದಿಹ ತದ್ಯೋಗಾ. ಓಂ ಉಪಾಸನೆ ಮೂರು ವಿಧವಾಗಿದೆ, ತಿಳಿಸೋದಕ್ಕೋಸ್ಕರ ಮೂರು ಲಕ್ಷಣ ಬರ ಹೇಳಿದ್ದಾರೆ ಹೊರತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಲಕ್ಷಣ ಮುಖ್ಯವಾಗಿ ಯಾರದ್ದು, ವಿಷ್ಣುವಿಂದೇ ಆಗಿದೆ. ಸಾವಂತಿ ಶತಸಂವತ್ಸರಾಸ್ಯ ಅನ್ಹಾಂ ಸಹಸ್ರಾಡಿ ಭವಂತಿ ಇಲ್ಲಿ ಜೀವಲಿಂಗಂ. ಇಲ್ಲಿ ಜೀವನ ಲಿಂಗ ಯಾವುದು ಅಂದರೆ ಶತಸಂವತ್ಸರ, ನೂರು ವರ್ಷಗಳ ಕಾಲ ಅಂತ ಹೇಳ್ತಾರೆ. ನೂರು ವರ್ಷಗಳ ಬದುಕು ಸಾಮಾನ್ಯ ಇರೋದು ಯಾರಿಗೆ, ಮನುಷ್ಯರೇ. ಮನುಷ್ಯರ ಜೀವನ ನಿರ್ಭರ್ ಜೀವ ಆಗಬಹುದಲ್ಲ ಅಂತ ಒಂದು ಪ್ರಶ್ನೆ. ಪ್ರಾಣ ಸಂಬಂಧಾದಿ ಪ್ರಾಣ ಸಂವಾದಾದಿ ಮುಖ್ಯ ಪ್ರಾಣಲಿಂಗ ಪ್ರಾಣೋಭಾಮಸ್ಪುರುಷೆ ಎಂಬುದು ಮುಖ್ಯ ಪ್ರಾಣ ಲಕ್ಷಣ. ತಸ್ಮಾ ನಾಯಿಟಿಕೆಯನ್ನ, ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಪ್ರಾಣ ವಿಷ್ಣುವಲ್ಲ, ಜೀವನೋ ಮುಖ್ಯ ಪ್ರಾಣನೋ ಯಾಕಾಗಿರಬಾರದು ಅಂದರೆ ಉತ್ತರ ಕೊಡ್ತಾನೆ. ಹಾಗಲ್ಲ, ಅಂತರ್ಬಹಿ ಸರ್ವಗತತ್ವೇನ ಉಪಾಸಾತ್ರೈ ವಿದ್ಯಾ ಆಶ್ರಿತತ್ವಾಖ್ಯ. ಇಂಪಾರ್ಟೆಂಟ್ ಲೈನ್, ದೇವರನ್ನ ಮೂರು ರೀತಿ ಉಪಾಸನೆ ಮಾಡಬೇಕು. ಅಂತಹ ಒಳಗೆ, ಬಹಿ ಹೊರಗೆ, ಸರ್ವತ್ರ ಮೂರು. ಗೊತ್ತಾಯ್ತಾ, ಅದಕ್ಕೋಸ್ಕರ ಮೂರು ಬಂದಿದೆ. ಜೀವಲಿಂಗ, ಮುಖ್ಯ ಪ್ರಾಣಲಿಂಗ, ವಿಷ್ಣುಲಿಂಗ. ಯಾಕಕ್ಕೆ ಬಂತು ಅಂದರೆ ಜೀವ ಅಂದರೆ ಒಡಗಿರೋದು, ಮತ್ತು ಜೀವ ಒಡಗಿರೋದು. ನಮ್ಮ ಒಳಗೆ ಉಪಾಸನೆ ಮಾಡ್ಬೋದು. ಪ್ರಾಣದೇವರು ಹೊರಗೆಲ್ಲ ವ್ಯಾಪ್ತರಾಗಿದ್ದಾರೆ, ಅವರಲ್ಲೂ ಉಪಾಸನೆ ಮಾಡ್ಬೋದು. ಸರ್ವತ್ರ ದೇವರನ್ನ ಆರಾಧನೆ ಮಾಡ್ಬೋದು. ಅದಕ್ಕೋಸ್ಕರ ಈ ಮೂರು ಪದ ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಮೂರು ಲಕ್ಷಣ ಯಾತಕ್ಕೆ ಬಂತು ಅಂದರೆ ಉಪಾಸ ತ್ರೈವಿಧ್ಯ, ಮೂರು ವಿಧವಾಗಿ ದೇವರನ್ನ ಆರಾಧನೆ ಮಾಡಬೇಕು. ತಾ ಏತಮೇ ತ ಏತಮೇವ ಜೀವಾನ ವಿದಾರ್ಯ ಏತಯ ದ್ವಾರ ಆಗತ್ಯತ. ತ ಏತಮೇವ ಪುರುಷಂ ಬ್ರಹ್ಮ ಪತಮಂ ಅಪಶ್ಯತ್ ಏತತ್ ತಸ್ಮೈ ತದ್ವಿದ್ವಾನಾಃ ಐತರೇಯಃ ಇತ್ಯಾದಿನಾ. ಮೂರು ವಾಕ್ಯಗಳು ಅದಕ್ಕೆ ಸೇರಿವೆ. ಏತವೇವ ಸೀಮಾನಂ ವಿದಾರ್ಯ ಏತಯ ದ್ವಾರ ಪಾಪದ್ಯತ ಒಳಗೆ, ತ ಏತವೇವ ಪುರುಷಂ ಬ್ರಹ್ಮ ಕಥಮಂ ಇದು ಹೊರಗೆ, ಏತಸ್ತವೈ ತದ್ವಿದ್ವಾನ ವೈದಾಂತ ಐತರೇಯ. ಐತರೇಯದಲ್ಲಿ ಮೂರು ವಿಷಯಗಳು ಬಂದಿವೆ, ಮೂರು ಕವರಾಗಲಿಕ್ಕೋಸ್ಕರ ಮೂರು ವಿಷಯ ಹೇಳಿದ್ದಾರೆ. ಮಹಿದಾಸ ವಿಧೋ ಜಜ್ಞೆ ಇತರಾಯ ಸಪೂಬಲ ಆಕಾಶ ಭಗವಾನ್ ವಿಷ್ಣು ಯಂತ್ರ ವೈಷ್ಣವಂ ವ್ಯಥಾ ಬ್ರಹ್ಮಾಂಡೇ ಪ್ರಸಕ್ತಿ ಬಂತು. ಐತ್ರೇಯದ ವಿಷಯ ಮಹಿದಾಸ ಅಂತ ಪದ ಬಂತು. ಮಹಿದಾಸ ಯಾರು ಅಂತ ಪ್ರಶ್ನೆ. ಮಹಿದಾಸ ಅಂದರೆ ಯಾರು ಅಂದರೆ ಮನೆಯಲ್ಲಿ ಏನು ತಿಳ್ಕೊಂಡ್ಬಿಟ್ರು, ಮಹಿದಾಸ ಅಂತ ಹೆಸರಿ. ದಾಸ ಅಂತ ಹೆಸರು ಸಾಮಾನ್ಯ ಯಾರು ಇಟ್ಕೋತಾರೆ, ಶೂದ್ರ ಇಟ್ಟರು. ಹರಿದಾಸರ ಶೂದ್ರ ಅಂತ ತಿಳ್ಕೋಬಾರ, ಮತ್ತೆ ಪುರಗ್ರದಾಸ ಎಲ್ಲ ಶೂದ್ರ ಅರ್ಥ ಅಲ್ಲ. ಹರಿದಾಸರ ಪದ ಬೇರೆ, ಬರೀ ದಾಸ ಒಂದು ನಿಯಮ ಇದೆ. ಬ್ರಾಹ್ಮಣರ ಪರಿಗೆ ಏನು ಇಟ್ಕೋಬೇಕಂತೆ, ಶರಣ ಅಂತ ಇಟ್ಕೋಬೇಕು. ಕ್ಷತ್ರಿಯ ಏನು ತಿಳ್ಕೋಬೇಕು? ವರ್ಣ ಅಂತ ಇಟ್ಕೋಬೇಕು. ವೈಶ್ಯರೇ ಅಂತ ಇಟ್ಕೋಬೇಕು, ಗುಪ್ತ ಅಂತ ಇಟ್ಕೋಬೇಕು. ಶೂದ್ರೇ ಇಟ್ಕೋಬೇಕು, ದಾಸ ಅಂತ ಇಟ್ಕೋಬೇಕು. ಮನುಸ್ಮೃತಿಯನ್ನು ಹೇಳ್ತಾರೆ. ಕೊನೆಗೆ ಎಂಡ್ ಆಗಬೇಕಾದ್ರೆ ಈ ರೀತಿ ಹೆಸರಿಟ್ಕೋಬೇಕು ಅಂತ ಹಿಂದೆ ಅದಕ್ಕೆ ಶರ್ಮಾನುಭವ ಅಭಿವಾದೆ. ಶರ್ಮ ಉಳ್ಕೊಂಡಿರೋದು ಎಲ್ಲಿ ಈಗ ಅಭಿವಾದ ಮಾಡ್ತಾರೆ. ಅಭಿವಾದ ಸಂಜಾತಿ ಮಾಡಿ ಅಭಿವಾದ ಇದು ಶರ್ಮ ಹೋಗೇ ಬಿಡ್ತಾರೆ. ಇದು ಶರ್ಮ ಪದಗಳು. ದಾಸ ಅಂತ ಹೆಸರು ಬಂತು, ಬಹಿದಾಸ ಅಂತ ಬಂತಲ್ಲ. ಸೊ ಬಹಿದಾಸ ಯಾರು? ಒಬ್ಬ ಶೂದ್ರ. ಐತರಿಯ ಉಪನಿಷತ್ತು ಕಂಡವನು. ಅಂದಮೇಲೆ ಶೂದ್ರ ಉಪನಿಷತ್ತು ಓದಬಹುದು. ಇಲ್ಲಿ ಲಿಂಕ್ ಇದೆ, ಗೊತ್ತಾಯ್ತಾ? ಬಹಿದಾಸ ಆಚಾರ್ಯ ಅಂತ ಕೇಳಕ್ಪಟ್ಟವರು ಈ ಕಾಲ ಕೇಳ್ತಾ ಇದ್ದಾರೆ. ಉಪನಿಷತ್ತು ವೇದಗಳಿಗೆಲ್ಲ ಶೂದ್ರ ಅಧಿಕಾರ ಇಲ್ಲ ಅಂತ ಹೇಳಿದ್ರಿ. ಐತರಿಯ ಉಪನಿಷತ್ತು ಹೇಳಿದವರೇ ಬಹಿದಾಸ, ಆತ್ಮೇ ಶೂದ್ರ. ಅಂದಮೇಲೆ ಶೂದ್ರ ಯಾಕೆ ಓದಬಾರದು ಅಂತ ಪ್ರಶ್ನೆ. ಜೊತೆಗೆ ಇನ್ನೊಂದು ಪದ ಇದೆ, ಅದನ್ನ ತಾಯಿ ಯಾರು? ಇತರಾ ಅಂತ. ಇತರಾ ದೇವಿಯ ಮಗ. ಇತರೆಯವರು ಅಂದ್ರೆ ಯಾರು? ಇತರೆಯವರು ಅಂದ್ರೆ ಏನು? ಶೂದ್ರರು ಅಂತ. ಈಗ ಎರಡಾಯ್ತು, ತಾಯಿ ಇತರೇ, ಮಗ ವೇದ ಆಯ್ತಾ ಈಗ. ಆದ್ದರಿಂದ ಈ ಮಹಿದಾಸ ಅಂದರೆ ಯಾವಾಗ ಶೂದ್ರ ಅಂತ ಜಾತಿ ಕರಿಬಾರ್ದು ಅಂದರೆ ಕಷ್ಟಾಚಾರ ನೋಡ್ಕೊಡ್ತಾರೆ. ಹಾಗಲ್ಲ, ಮಹಿದಾಸ ಯಾರು? ಸಾಕ್ಷಾತ್ ನಾರಾಯಣ. ಮಹಿದಾಸ ವಿಧೋ ಜಜ್ಞೆ ಅಂತರಾಯ ಅಂತ ಭೋಫಲ. ಇತರ ಅಂದರೆ ಅವ್ರ ಹೆಸರೇ ಇತರ. ಅವ್ರ ಹೆಸರೇ ಇತರ ಅಂತ ಇತರ ಅಂತ ಹೇಳಿ ಇತರೇ ಜಾತಿಯವರು ಅಂತ ಅರ್ಥ ಅಲ್ಲ. ಇತರ ಅಂತ ಇತರೆಯ ಮಗ ಐತರೇಯ. ಕುಂತಿಯ ಮಗ ಕೌಂತ್ಯೇಯ ಹೇಗೋ, ಇತರೆಯ ಮಗ ಔಷ ಐತರೇಯ ಅಂತ ಹೆಸರ. ಆತ ಹೆಸರೇನು? ಮಹಿದಾಸ. ತಾಯಿ ಹೆಸರು ಇತರೆಯಾಗಿದ್ದು ಕೈತರೇಯ, ಆತ ಹೆಸರು ಮಹಿದಾಸ. ಹಾಗಿದ್ರೆ ಮಹಿದಾಸ ಅಂತ ಹೆಸರು ಬಂತಲ್ಲ, ದಾಸ ಅಂತ ಅರ್ಥ ಆಗಲಿ ಅಂತ ಕೇಳಿದರೆ ಮಹಿಗೆ ದಾಸ ಅಂತ ಅರ್ಥ ಅಲ್ಲ. ಅದಕ್ಕೆ ಮಹಿಗಳು ಅಂದ್ರೆ ಯಾರು? ಮಹಾಮಹಿಮಾಚಿದರು. ಮಹಾಮಹಿಮಾಚಿದರು ಅಂದ್ರೆ ಯಾರು? ಬ್ರಹ್ಮಾದಿ ದೇವತೆಗಳು. ಅವರು ಇತರೆ ದಾಸರಾಗಿದ್ದಾರೆ. ಮಹಿನೋ ದಾಸ ಎಷ್ಟ ಮಹಿದಾಸ ಆ ರೀತಿ ಅರ್ಥನೆ ಹೊರತು ದಾಸ ದಾಸರನ್ನು ಮಾಡಿಕೊಂಡವರು ಅಂತಾನೆ ಹೊರತು ಇವನೇ ದಾಸ ಅಂತ ಅರ್ಥ ಅಲ್ಲ. ಇದೆಲ್ಲ ವಿಷಯ ಹೇಳೋದಕ್ಕೋಸ್ಕರ ಕೊಟೇಶನ್ ಕೊಡಿ. ಸಾಕ್ಷಾತ್ ಭಗವಾನ್ ವಿಷ್ಣು ಯಂತ್ರ ವೈಷ್ಣವಂದ ಬ್ರಹ್ಮಾಂಡ. ಈ ಮಹಾರೂಪದಿಂದ ಪರಮಾತ್ಮ ಐತರೇಯ ಉಪನಿಷತ್ತು ಏನ್ ಮಾಡಿದ್ದಾನೆ? ವಿಷ್ಣುವಿನ ಮಹಿಮೆಯನ್ನು ಹೇಳಿದ್ದಾರೆ. ಐತರೇಯ ಉಪನಿಷತ್ತು ಅಂತ ಅದೇ ಐತರೇಯ ಬ್ರಾಹ್ಮಣ ಐತರೇಯ ಉಪನಿಷತ್ತೆಲ್ಲ ತತ ಪರಮಾತ್ಮರು ಉಪನಿಷತ್ತು ಮಾಡಿದ ಉಪನಿಷತ್ತು. ಋಗ್ವೇದ ಉಪನಿಷತ್ತು ಹತ್ತು ಉಪನಿಷತ್ತುಗಳಲ್ಲಿ ಒಂದೇ ಒಂದು ಋಗ್ವೇದದ್ದಿರೋದು. ಅದು ಐತರೇಯ ಉಪನಿಷತ್ತು ಋಗ್ವೇದ. ಆಚಾರ್ಯ ಬಹಳ ಪ್ರಿಯವಾದ ಉಪನಿಷತ್ತು. ಎಲ್ಲಿ ಕೇಳಿದ್ರು ಆಚಾರ್ಯ ಕೊನೆಯ ಅದೃಷ್ಟರಾದವರು ಏನು ಪ್ರವಚನ ಮಾಡ್ತಾ ಇದ್ರು? ಐತರೇಯ ಉಪನಿಷತ್ತು ಪ್ರವಚನ ಮಾಡ್ತಾ ಇದ್ರು. ಮಹಾಯಿತರೆ ಅದೇ ಅವರೇ ಇದನ್ನು ಹೇಳ್ತಾರೆ. ಮಹಾಯಿತರೆ ಆದರೂ ಅಂದರೆ ಐತರೇಯ ಆದರು. ತತ್ತದುಪಾಸನಾ ಯೋಗ್ಯತೆಯ ಚತುರುಷ. ಅವ್ರು ಯಾತಕ್ಕೆ ಹೇಳಿದರು ಅಂದರೆ ಮೂರನ್ನು ಸಾಮಾನ್ಯತೆ ಮಾಡಬೇಕು. ವಿಶೇಷವಾಗಿ ಒಂದೊಂದರಲ್ಲಿ ಸ್ಪೆಸಿಫೈ ಮಾಡಿ ವಿಶೇಷ ಉಪಾಸನೆ ಮಾಡ್ತಾರೆ ಜನಗಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಯಾರ್ಯಾರು ಅಂದರೆ ಕೇಶಾಂತಿ ಸರ್ವಗತ್ವೇನ. ದೊಡ್ಡ ದೊಡ್ಡ ಯೋಗಿಗಳು ಹೇಗೆ ಉಪಾಸನೆ ಮಾಡ್ತಾರೆ ದೇವರನ್ನು? ಸರ್ವಗತ್ವೇನ, ಸರ್ವತ್ರ ವ್ಯಾಪ್ತ ಅಂತ ಆರಾಧನೆ ಮಾಡ್ತಾರೆ. ಕೇಶಾಂತಿ ಹೃದಯ ಹರಿ ಉಪಾಸನೆ ಮಾಡ್ತಾರೆ. ಹೃದಯಗಳು ಮಾತ್ರ ಉಪಾಸನೆ ಮಾಡ್ತಾರೆ. ಕೇಶಾಂತಿ ಬಹಿರೇ ವಾಸ ಉಪಾಸನೆ ಮಾಡ್ತಾರೆ. ಉಪಾಸ್ಯ ಪುರುಷೋತ್ತಮ ಐತಿ ಬ್ರಾಹ್ಮೇ. ಈ ರೀತಿಯಾಗಿ ಉಪಾಸನೆಯ ಕ್ರಮ ಇದೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಬ್ರಹ್ಮಪುರಾಣದ ವಾಕ್ಯ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯ ಹರಿ. ಯಾರು ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥ ಕರ್ಮಾಚಾರಾಗಿರ್ತಾರೋ ಅವ್ರು ಎಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ? ಅಗ್ನೌ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ. ಇದು ಹೊರಗೆ ಉಪಾಸನೆ ಮಾಡ್ತಾ ಇದಕ್ಕ ಯೋಗಿನಾಂ ಹೃದಯ ಹರಿ. ಯೋಗಿಗಳಲ್ಲಿ ಎಲ್ಲರೂ ಚಿಂತನೆ ಮಾಡ್ತಾರೆ, ಧ್ಯಾನ ಕೂರ್ತ ಹೃದಯ ಚಿಂತನೆ ಮಾಡ್ತಾರೆ. ಎರಡಾಯ್ತು. ಪ್ರತಿ ಮಾಸ ಅಪ್ರಬುದ್ಧ ಸಾಮಾನ್ಯರಿದ್ದಾರೆ, ಎಲ್ಲಿ ಆರಾಧನೆ ಮಾಡ್ತಾರೆ? ಅವರು ಪ್ರತಿಭೆಗಳನ್ನೇ ಮಾಡ್ತಾರೆ. ಆ ಪ್ರತಿಭೆ ಪೂಜೆ ಮಾಡೋಕ್ಕೆ ಬರೋದು, ಪ್ರತಿಭೆ ಪೂಜೆ ನಿಂತೋಗಿದೆ. ಯೋಗಿಗಳಿಗೆ ಏನು ಸಾಕು? ಅವರಿಗೆ ಮಾನಸ ಪೂಜೆ ಮಾಡ್ತಾ ದೇವ್ರ ಮನಸ್ಸೊಳಗೆ ಚಿಂತನೆ ಮಾಡ್ತಾ ಕಣ್ಣು ಮುಚ್ಕೊಂಡ್ಬಿಟ್ಟು ಎಷ್ಟೊತ್ತಿಗೆ ಕಣ್ಣು ತೆಗಿತಾರೆ, ಪೂಜೆ ಮುಗಿಸ್ಬಿಟ್ಟಿರ್ತಾರೆ. ಪ್ರತಿ ಮನಸ್ಸಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಅಪ್ಪ ಉಳಿದವರಿಗೆ ಅದು ಮಾಡೋಕ್ಕೆ ಬರೋದಿಲ್ಲ. ಪ್ರತಿಭೆ ಇಟ್ಕೊಂಡು ಅದು ತೊಳೆದು ಉಳಿದು ಮಾಡಿದ್ರೆ ಅರ್ಥ ಆಗುತ್ತೆ. ಎರಡು ಅಂದರೆ ಕೆಲವು ಚಿಕ್ಕ ಮಕ್ಕಳು ಇರ್ತಾರೆ, ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಎಷ್ಟು ಹೇಳ್ತಾರೆ ಅವರು ಶುರು ಮಾಡ್ತಾರೆ. ಒಂದು ಎರಡು ಹೀ ಅಂತ ಶುರು ಮಾಡ್ತಾರೆ. ಒಂದು ಎರಡು ಹೀಗೆ ಹೇಳಿದ್ರೆ ಅರ್ಥ ಆಗಿದೆ, ಅರ್ಥ ಆಗಲ್ಲ. ಪ್ರೊಫೆಸರ್ ನಾಲ್ಕು ಪ್ಲಸ್ ನಾಲ್ಕು ಎಂಟು ಗುರು ಬಿಡಿ ಅಂತ ಕರೀತಾರೆ ಅವ್ರನ್ನ. ಅದು ಪಟ್ಟ ಅಂತ ಹೇಳ್ತಾರೆ, ಹೋಗ್ತಾನೆ. ಎಲ್ಲ ತಲೆ ಇಟ್ಬಿಟ್ಟಿದೆ ಇವನಿಗೆ, ಆಗಲ್ಲ. ಪ್ರತಿಯೊಂದು ಸರ್ತಿ ಎಣಿಸ್ಕೊಂಡು ಇಲ್ಲ ಗೋರಿ ಬೇಕು, ಅವರಿಗೆ ಚೆಂಡು ಬೇಕು, ಇಲ್ಲ ಹಣ್ಣುಗಳು ಬೇಕು, ಒಂದು ಪ್ಲಸ್ ಬಂದು ನಿಲ್ಲಿಸ್ತಾರೆ. ಅತ್ಯುತ್ತರದ್ರೆ ಅದ್ರ ಲೆಕ್ಕ ಬರೋದು ಹೇಳ್ತಾರೆ, ಹೋಗ್ತಾನೆ. ಇದು ಮನುಷ್ಯರ ಸಾಮಾನ್ಯರ ಪದ್ಧತಿ. ಸೊ ಪ್ರತಿ ಮಾಸ ಅಪ್ರಬುದ್ಧ. ಯಾರಿಗೆ ಅಪ್ರಬುದ್ಧರು ಅಂದ್ರೇನು? ವಿಶೇಷವಾದ ಜ್ಞಾನ ಯಾರಿಗಿಲ್ಲ, ಪ್ರಬುದ್ಧರು ಯಾರಾಗಿಲ್ಲ, ಅವರೆಲ್ಲ ಪ್ರತಿಭೆಗಳನ್ನ ಆರಾಧನೆ ಮಾಡ್ತಾರೆ. ಈ ರೀತಿಯಾಗಿ ದೇವ್ರ ಪೂಜೆ ಬಿಟ್ಬಿಡುವಾಗ ಮತ್ತೆ ನಾವು ಪ್ರತಿ ಕಡಿಮೆ ಅಂತ ಆಗಿಬಿಟ್ರೆ ಕಷ್ಟ, ಅಪ್ರಬುದ್ಧರು ಅಂತ ಆಗಿಬಿಟ್ರೆ ಕಷ್ಟ ಅಂತ ಅರ್ಥ ಅಲ್ಲ. ಇನ್ನು ದೇವ್ರನ್ನ ಕಂಡಿಲ್ಲ ಅಂತ ಇನ್ನೊಂದು ಅರ್ಥ. ದೇವ್ರನ್ನ ಕಾಣೋವರೆಗೂ ಏನು ಮಾಡಾಗಿಲ್ಲ ನಾವು? ಈ ಪ್ರತಿಭಾ ಪೂಜೆ ಬಿಡಾಗಿಲ್ಲ, ಕಣ್ಮೇಲೂ ಬಿಡಾಗಿಲ್ಲ. ಯಾತಕ್ಕೆ? ಮತ್ತೆ ದಿನವಾಗಿಲ್ಲ ಅಂತ ಮಾಡ್ತೇವೆ. ಅದು ಸಂತಾನ ಜಾಸ್ತಿ ಬರಲಿಕ್ಕೆ ಮತ್ತೆ ಮಾಡ್ತಾರೆ. ಪ್ರತಿಮಾ ಪೂಜೆ ಬಿಡಬೇಕು ಅಂತ ಆಸ್ತಿ ಹೊರಟಿಲ್ಲ ಇದು. ಪ್ರತಿಮೆಯಲ್ಲಷ್ಟೇ ದೇವ್ರ ಪೂಜೆ ಮಾಡಿದ್ರೆ ಅವನು ಲೋಯಸ್ ಅಂತ. ಪ್ರತಿಮೆಯಲ್ಲಿ ಅಷ್ಟೇ ದೇವ್ರ ಪೂಜೆ ಮಾಡ. ಹಾಗಂದ್ರೆ ಏನು ದೇವ್ರ ಪೂಜೆ ಮಾಡಬೇಕಾದ್ರೆ ಏವನ್ ಎದ್ದು ಕೂತ್ಕೊಂಡು ಯಾರೋ ಬಂದರೂ ಬೈಲಸ್ ಮಾಡ್ತಾರೆ. ಅವರೊಳು ದೇವ್ರಿಗೆ ಅಂತ ಜ್ಞಾನ ಇಲ್ಲ ನಮಗೀಗ. ಅರ್ಥ ಆಯ್ತಾ? ಈಗ ಅವರೊಳು ದೇವರಿದ್ದಾನೆ, ತಂದೆ ನಮಸ್ಕಾರ ಮಾಡಲಿಲ್ಲ. ದೇವ್ರ ಪೂಜೆ ಮಾಡ್ತಾರೆ ತಂದೆ ತಾಯಿ ಗೆಟ್ಟೌಟ್ ಅಂತ ಹೇಳ್ತಾರೆ. ತಂದೆ ತಾಯಿ ದೇವರಿದ್ದಾರೆ ಅಂತ ಗೊತ್ತಿಲ್ಲ ಅವನು. ಇವ್ರೆ ಅಪ್ರಬುದ್ಧ ಇವರು. ಇಂಥ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹೊರತು ಪ್ರತಿಮಾ ಪೂಜೆ ಮಾಡಬಾರ್ದು ಅಂತ ಅಲ್ಲವರಿಗೆ. ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಂಡ್ರೆ ಅವರು ಲೋಯೆಸ್ಟ್ ಅವನು ಅಧಿಕಾರಿ ಅಂತ, ಒಳ್ಳೆಯವನಲ್ಲ ಸಾವು. ಇನ್ನೂ ಮುಂದೆ ಹೋಗ್ಬಿಟ್ರೆ ಅವನು ಎಷ್ಟೋ ಸತ್ತ ಅಯೋಗ್ಯನೇ ಆಗಿರ್ಬೋದು. ಅಗ್ನವು ಕ್ರಿಯಾವತಾ ವಿಷ್ಣು ಯೋಗಿನಾಂ ಹೃದಯ ಹರಿಸಿ ಪ್ರತಿಮಾಸ ಅಪ್ರಬುದ್ಧಾನ ಸರ್ವತ್ರ ವಿಜಿತಾಸ್ತಾನ. ಅಪೃಷ್ಠದಲ್ಲಿ ಉದಾಹರಣೆ ಮಾಡ್ತಾನೆ. ಕಂಡ ಕಂಡಲ್ಲಿ ವಿಶ್ವರೂಪ ತಾಂಬ ಎಲ್ಲ ಕಡೆ ದೇವರು ಕಾಣ್ತಕ್ಕಂಥ ಶಕ್ತಿ ಯಾರಿಗಿದೆ? ಅಪೃಷ್ಠ ಜ್ಞಾನಿಗಳಿದೆ. ಆದ್ದರಿಂದ ಅಧಿಕಾರಿಗಳಲ್ಲಿ ಪ್ರಭೇದ ಇದೆ. ಕೆಲವರು ಒಳಗೆ, ಕೆಲವರು ಹೊರಗೆ, ಕೆಲವರು ಸರ್ವತ್ರ. ಮೂರು ಕ್ಲಾಸ್ ಇರೋದರಿಂದ ಜೀವ ಮುಖ್ಯ ಪ್ರಾಣ ವಿಷ್ಣು ಮೂರು ಪ್ರಸಂಗ ಬರಹ ಉಪಾಸ ತ್ರೈವಿಧ್ಯಾಸ. ಉಪಾಸ ಅಂದರೆ ಉಪಾಸನೆ. ಉಪಾಸನೆ ಮೂರು ವಿಧವಾದ್ದರಿಂದ ಅಲ್ಲಿ ಮೂರು ವಿಧವಾದ ಪ್ರಶಸ್ತಿ ಬಂದಿದೆಯೇ ಹೊರತು ಅಲ್ಲಿ ಬೇರೆಯವರ ಪ್ರಶಸ್ತಿ ಬಂದಿಲ್ಲ. ಒಬ್ಬೇ ವಿಷ್ಣುವಿಗೆ ಮತ್ತೆ ರೆಫರೆನ್ಸ್ ಬಂದಿದೆ. ಒಬ್ಬೇ ವಿಷ್ಣುವಿಗೆ ಮೂರು ರೀತಿಯಿಂದ ರೆಫರೆನ್ಸ್ ಬಂದಿದೆ ಅಂತ. ಕೆಲವರು ಅದಕ್ಕೆ ಯಾರು ತಗೊಂಡು ಋಷಿಗಳು ಮುನಿಗಳು ಒಂದು ಗುಂಪು, ದೇವತೆಗಳು ಒಂದು ಗುಂಪು, ಮನುಷ್ಯೋತ್ತಮರು ಇನ್ನೊಂದು ಗುಂಪು. ಮನುಷ್ಯೋತ್ತಮರೆಲ್ಲ ಪ್ರತಿ ಬೇರೆ ವಿಶೇಷವಾಗಿ ಪೂಜೆ ಮಾಡೋದು. ಒಳಗೆ ಮಾಡ್ತಕ್ಕಂಥ ಋಷಿ ಮರಣಾದವರೆಲ್ಲ ದೇವತೆಗಳು ಎಲ್ಲ ಕಡೆ ಮಾಡೋ ಶಕ್ತಿ ಅವರು. ಹೊರಗೆ ಒಳಗೆ ಪ್ರತಿಭಟನೆ ಎಲ್ಲಿ ಬೇಕಾದ್ರೂ ಮಾಡೋದು ಅದವರ ಸಾಮರ್ಥ್ಯ. ಅದು ಸ್ಪೆಸಿಫಿಕ್ ಆಗುತ್ತೆ. ಹಿಂದೆ ಬೇಡಿದ್ರು ಜಾತಿಕೃತವಾದಂಥ ಅಧಿಕಾರ ಬೇರೆ, ಗುಣಕೃತವಾದ ಅಧಿಕಾರ ಬೇರೆ. ಎಲ್ಲಿ ಬಂತದೋ ನಿನ್ನೆ ಹೇಳ್ಬೇಕಾ ಹೇಳಿದ್ರು, ಅಧಿಕಾರ ಹೇಳ್ಬೇಕಾ ಹೇಳಿದ್ರು. ಜಾತಿಕೃತವಾದ ಅಧಿಕಾರ ಹೇಳ್ಬೇಕಾದ್ರೆ ದೇವತೆಗಳಿಗೆ ಉತ್ತಮ ಅಧಿಕಾರ, ಯಕ್ಷ ವೃಷ ವಿಷಯ ಗಂಧರ್ವರಿಗೆಲ್ಲ ಮಧ್ಯಮಾಧಿಕಾರ, ಮನುಷ್ಯೋತ್ತಮರಿಗೆ ಪ್ರಥಮಾಧಿಕಾರ ಇದು ಒಂದಿದೆ. ಅಥವಾ ಶಮದವಾದ ಸಂಪತ್ತಿ ಇದ್ದು ಭಕ್ತಿ ಇರೋರಿಗೆ ಏನದು ಅಧಮಾಧಿಕಾರ, ಅಧ್ಯಯನ ಇತ್ಯಾದಿ ಮಾಡ್ತಾ ಇದ್ರೆ ಮಧ್ಯಮಾಧಿಕಾರ, ಧ್ಯಾನಾದಿಗಳನ್ನ ಮಾಡ್ತಾ ಅದರಲ್ಲಿ ಉತ್ತಮ ಅಧಿಕಾರ ಅಂತ ಹೇಳಿದ್ರಲ್ಲ ಆಸೆ. ಗುಣಕೃತವಾದ ಭೇದ ಜಾತಿಕೃತವಾದ ಭೇದ ಇಲ್ಲೂ ಹಾಗೆ ವಿಷ್ಯಾಧಿಕೃತವಾದ ಭೇದ ಉಪಾಸನೆಯ ರೀತಿ ಇಟ್ಕೊಂಡು ಹೇಳಿದ ಮಾತು ಆ ರೀತಿ. ಇದು ಪಾದಾಂತ್ಯ ಪ್ರಾಣಾಧಿಕರಣ. ಇಲ್ಲಿ ಮೊದಲನೇ ಪಾದ ಮುಗಿದು. ಇತ್ತು ಶ್ರೀಮದ್ ಆನಂದಯುಕ್ತ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಪುತ್ರ ಭಾಷ್ಯೆ ಪ್ರಥಮಾಧ್ಯಾಯ ಪ್ರಥಮ ಪಾದ. ಈಗ ದ್ವಿತೀಯ ಪಾದ ಲಿಂಗಾತ್ಮಕಾನಾಂ ಶಬ್ದಾನಾಂ ವಿಷ್ಣೋ ಪ್ರವೃತ್ತಿಂ ಪರಿಚಯತಿ ಅಸ್ಮಿನ್ ಪಾದೇ ಪ್ರಾಧಾನ್ಯೇನ. ಮೊದಲನೇ ಪಾದದಲ್ಲಿ ಏನು ಮಾಡಿದರು? ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕ ಶಬ್ದಗಳ ಸಮನ್ವಯ ಮಾಡಿದ್ರು. ಈಗ ಅನ್ಯತ್ರ ಪ್ರಸಿದ್ಧ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡ್ತಾ ಇದ್ದ. ನಾಮಾತ್ಮಕ ಅಂದ್ರೇನು? ಆಕಾಶ, ಪ್ರಾಣ, ಜ್ಯೋತಿ ಎಲ್ಲ ನಾಮಗಳು. ಇಲ್ಲಿ ಲಿಂಗ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅದನ್ನು ಹೇಳ್ತಾ ಇದ್ದ. ಬ್ರಹ್ಮತತಮಂ ಸರ್ವಗತತ್ವ ಉತ್ತಮ ವಿಷ್ಣು. ಬ್ರಹ್ಮತತಮ ಅಂದರೆ ಅತ್ಯಂತ ವ್ಯಾಪ್ತ ಅಂತ. ವಿಷ್ಣು ಅತ್ಯಂತ ವ್ಯಾಪ್ತ ಅಂತ ಹೇಳಿದ್ದೀರಿ. ಆದರೆ ಸತ್ಯ ಸತ್ಯ ಏತಸ್ಯ ಅಥವಾ ಆದಿತ್ಯೋ ರಸ ಸತ್ಯಾದಿನ ಆದಿತ್ಯಶ್ಚ ಪ್ರತೀಯತೆ ಇತ್ಯಂತ ಅವರಲ್ಲಿ. ಇಲ್ಲಿ ಸೂರ್ಯನ ವರ್ಣನೆ ಮಾಡಬೇಕಾದ್ರೆ ಆದಿತ್ಯ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿ. ಸೊ ಸರ್ವಗತತ್ವ ಅಂಬುದು ವಿಷ್ಣುವಿನ ಲಕ್ಷಣ ಅಂತ ನೀವು ಹೇಳಿದ್ರಿ. ಬಟ್ ಸೂರ್ಯನ ಲಕ್ಷಣ ಅಂತ ನೀವು ಹೇಳ್ತಾ ಇದ್ದೀವಿ. ಅದ್ಮೇಲೆ ಯಾರು ಲಕ್ಷಣ ಅಂತ ತಿಳ್ಕೋಬೇಕು ನಾವೀಗ? ವಿಷ್ಣು ಅಲ್ಲ ಸೂರ್ಯ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಕೊಡ್ತಾರೆ. ಓಂ ಸರ್ವತ್ರ ಓಪದೇಶ ಹೇಯಶ್ಚಾಯಂ ಶರೀರ ಪ್ರಜ್ಞಾತ್ಮ ಇತ್ಯಾದಿನ ಸರ್ವತ್ರ ಉಚ್ಯಮಾನೋ ನಾರಾಯಣೋ ಉಚ್ಯಮಾನೋ ನಾರಾಯಣ ಏವ. ಇಲ್ಲಿ ಎಲ್ಲ ಕಡೆ ಹೇಳ್ತಕ್ಕಂಥ ವ್ಯಕ್ತಿ ಯಾರು? ನಾರಾಯಣನಾಗಿದ್ದಾರೆ, ಬೇರೆಯವರಲ್ಲ. ತದೇವ ಬ್ರಹ್ಮ ಪರಮಕವೀನಾ ಪರಮಂ ಯೋ ಮಹದ್ಬ್ರಹ್ಮ ವಾಸುದೇವಾತ್ಮರ ಕೋನೋ ಹೇಳ್ತಾರೆ. ಅದಲ್ಲ, ಎಂದಿನ ವಾಕ್ಯ ಕೋಟ್ ಮಾಡಿದ್ರಲ್ಲ ಆದಿತ್ಯ ವ್ಯಾಪ್ತ ಅಂತೇಳಿ ಅಲ್ಲಿ ಮುಂದೆ ಏನಂತ ಹೇಳಿದ್ದಾರೆ? ಬ್ರಹ್ಮ ಅಂತ ಹೇಳಿದ್ದಾರೆ. ಇದು ಆದಿತ್ಯ ಯಾರು? ಸೂರ್ಯ ಅಲ್ಲ, ಯಾರಾದ ಪರಮಾತ್ಮನೇ. ಸೊ ಸರ್ವಗತತ್ವ ಅಂಬವನ್ನ ಸೂರ್ಯನ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾರು ತಿಳ್ಕೋಬೇಕು? ವಿಷ್ಣುವಲ್ಲೇ ತಿಳ್ಕೊಳ್ಬೇಕು. ಅಲ್ಲಿ ಆಕಾಶ ಎಂಬ ಹೆಸರು ವಿಷ್ಣುವಿಗೆ ಅಂತ ಹೇಗೆ ಹೇಳಿದ್ರು? ಸರ್ವಗತತ್ವ ಎಂಬ ಶಕ್ತಿ ಯಾರದ್ದು? ವಿಷ್ಣುವಿನಂತೆ ಹೊರತು ಸೂರ್ಯಾದಿಗಳದಲ್ಲ. ಏನು ಹೌದು ಯಾರು ಪರಕೀಯರ ಅವ್ರು ಮುಂದೆ ನೋಡೋದಿಲ್ಲ ಅದೇ ಸಮಸ್ಯೆ ಬರುತ್ತೆ ಯಾವುದೇ ಒಂದು ವಾಕ್ಯ ಕೊಟ್ಟಾಗ ತತ್ವಗತಿಯಿಂದ ಹಿಡಿದು ಯಾವ ವಾಕ್ಯ ಬಂದರೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅದೊಂದೇ ಇಟ್ಕೊಂಡು ಅರ್ಥ ಮಾಡ್ತಾರೆ ಅದ್ರ ತಪ್ಪು ಸೂತ್ರದಲ್ಲಿ ಏನು ಮಾಡ್ತಿದ್ದಾರೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂತೆ ಮುಂದೇನಂತ ರೆಫರೆನ್ಸ್ ಬಂದಿದೆ ಬ್ರಹ್ಮ ಅಂತ ಬಂದಿದೆ ವ್ಯಾಪ್ತ ಆದಿತ್ಯ ಅಂತ ಹೇಳುತ್ತೆ ಮುಂದೆ ಬ್ರಹ್ಮ ಅಂತ ಹೇಳ್ತಾರೆ ಸೊ ಬ್ರಹ್ಮಶಬ್ದ ಯಾರನ್ನು ಹೇಳುತ್ತೆ ಯಾವಾಗಲೂ ವಿಷ್ಣು ಬರುತ್ತೆ ಸೊ ಆದಿತ್ಯ ಯಾರು ಆದಿತ್ಯ ಜ್ಯೋತಿರಾದಿತ್ಯ ಯಾರು ಹೆಸರು ವಿಷ್ಣುದಾಸರ ಆದಿತ್ಯ ಅಂದ್ರೆ ವಿಷ್ಣುವೇ ಆಗಿದ್ದಾರೆ ಈ ರೀತಿ ಯೋಚನೆ ಮಾಡಿ ಬೇರೆಯವರು ಬಂದಿಲ್ಲ ಅರ್ಥ ಆಯ್ತಾ ಆಚಾರ ಒಬ್ಬರೇ ಆಗಿ ಕೆಲಸ ಮಾಡಿ ಹುಡುದವರೆಲ್ಲ ಅದು ಸೆಕೆಂಡರಿ ಮಾಡಿ ಇನ್ನು ಪ್ರೈಮರಿ ಮಾಡ್ತಾರೆ ಹಾಗೆ ಹೌದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಹತ್ತು ತಗೊಳ್ಳೋದ್ರೆ ಪೂರ್ತಿ ಡೈವರ್ಟ್ ಮಾಡಿ ಹಾಕ್ಬಿಡ್ತಾರೆ ಪೂರ್ತಿ ವಿಷಯನೇ ಬರ್ತಾ ಈ ರೀತಿ ತಗೊಂಡಾಗ ಲಿಂಕ್ ಸಿಗುತ್ತೆ ಲಿಂಕ್ ತಗೊಳ್ಳೋದಿಲ್ಲ ಎಲ್ಲೆಲ್ಲ ಸಾಯಕರು ಖಂಡನೆ ಮಾಡ್ತಾರೆ ನ್ಯಾಯಕರು ಖಂಡನೆ ಮಾಡ್ತಾರೆ ಆ ವಿಷಯದ ದಾರಿಗೆ ವಿಕ್ಷತೆ ನಾಶಬ್ದ ಅಂತಂತಲ್ಲ ನಿನ್ನೆ ನೋಡಿದ್ರಲ್ಲ ಅದು ಹೊರಟಿರೋದು ಯಾತಕ್ಕೋಸ್ಕರ ವಿಷ್ಣು ಅವಾಚ್ಯನಲ್ಲ ವಿಷ್ಣು ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ರು ಹೊರಟು ಅವ್ರೇನು ಮಾಡಿಬಿಟ್ರು ಒಂದು ಸಾಂಖ್ಯಪದದ ಪ್ರಕೃತಿ ಖಂಡನೆ ಮಾಡ ಹೊರಟಿದ್ದಾರೆ ಅಂತ ಒಂದು ಬುದ್ಧಿ ಅರ್ಥ ಸಂಬಂಧ ಇದೆ ಟೋಟಿ ಅದನ್ನು ಚಂದ್ರಿಕಾಗಲೇ ಏನು ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತಾರೆ ತಾತ್ಪರ್ಯ ಚಂದ್ರಿಕಾಗಲೇ ಬರೀ ಮಾಡಿ ದೊಡ್ಡ ಕೆಲಸ ಯಾತರಾದರೂ ಅಂದರೆ ಇಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾರೆ ಪ್ರತಿ ಅಧಿಕರಣಕ್ಕೂ ಕೂಡ ಶಂಕರ ಭಾಷೆಯ ಅರ್ಥ ಇದೆ ರಾಮಾನುಜ ಭಾಷೆಯ ಅರ್ಥ ಇದೆ ನಾವು ಹೇಳಿದ ಅರ್ಥ ಇದೆ ಅವ್ರ ಜಾತಕ್ಕೆ ತಪ್ಪು ನಮ್ಮ ಜಾತಕ್ಕೆ ಸರಿ ಎಷ್ಟು ತೋರಿಸ್ತಾರೆ ಗೊತ್ತಾಯ್ತಾ ಪರೋಕ್ತೇ ದುಷ್ಯಂಶ ಋತೈಶಬ್ದೈರ ಮುಚ್ಚತೆ ಗೊತ್ತಾಯ್ತಾ ದೂಷಣಂಚಾಶ್ಯ ಹನುಮದ್ ಭಾಷ್ಯ ಸೂಚಿತ ಮುಚ್ಚತೆ ಅವ್ರು ಬೇರೆ ಹೇಳ್ತಾರೆ ಹೇಳಿಬಿಟ್ಟು ಅದು ಕಂಟಿನ್ಯೂ ಮಾಡ್ತೇವೆ ಅಂತ ಇದೆಲ್ಲ ಮಾಡಿದ ಹಾಗೆ ಪೂರ್ತಿ ಔಟ್ ಆಫ್ ಕಾಂಟೆಕ್ಸ್ ತಗೊಂಡ್ಬಿಟ್ಟಾಗ ಕಾರ್ಯ ತಪ್ಪು ಅದು ತಗೊಳ್ಬಾರ್ದು ತೋರಿಸ್ಬಿಟ್ಟು ಇದು ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮಶಬ್ದೋಪದೇಶ ಓ ವಿವಕ್ಷಿತ ಗುರೋಪತ್ಯ ಓ ನಾವಿಲ್ಲಿ ಬಂದಿರತಕ್ಕಂಥ ಆದಿತ್ಯನನ್ನು ವಿಷ್ಣು ಅಂತ ತಿಳ್ಕೊಂಡ್ರೆ ಮಾತ್ರ ಇವೆಲ್ಲ ಅಪ್ಲೈ ಆಗುತ್ತೆ ಇಲ್ಲ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ ಏನು ಅಪ್ಲೈ ಆಗಬೇಕು ಅಲ್ಲಿ ವಿವಕ್ಷಿತ ಗುಣಗಳು ವಿವಕ್ಷಿತ ಗುಣಗಳು ಅಂದ್ರೇನು ವಕ್ತುಂಬಿಕ್ಷಿತ ವ್ಯವಸ್ಥಿತ ನಾವು ಹೇಳಂತ ಹೇಳೋದಕ್ಕೆ ಕೊಟ್ಟಿದ್ದಾರೋ ಆ ಗುಣಗಳಲ್ಲಿ ಸಿದ್ಧವಾಗೋದು ಇಲ್ಲಿ ಸೂರ್ಯ ಅಂತ ತಗೊಂಡ್ರೆ ಸಿದ್ಧವಾಗೋದಿಲ್ಲ ಏನು ತಗೊಂಡ್ರೆ ಸಿದ್ಧವಾಗುತ್ತೆ ವಿಷ್ಣು ಅಂತ ತಗೊಂಡ್ರೆ ಮಾತ್ರ ಸಿದ್ಧವಾಗುತ್ತೆ ತಯೋ ಅಥೋ ಅಶ್ವತ ಇತ್ಯ ಯಾವ್ಯಾವ ಅಶ್ವತತ್ವಾದಿ ಗುಣಗಳು ಯಾರಿಗಿದೆ ವಿಷ್ಣುವಿಗಿದೆ ಬೇರೆಯವರಿಗಿಲ್ಲ ಸಹಿನೋ ಅಂತ ಸಹಿ ಸತೇ ವಿಷ್ಣು ಜಾಯಮಾನ ಇತ್ಯಾದಿ ಅಶ್ವತತ್ವಾದಿ ಗುಣ ಅಶ್ವತತ್ವಾದಿ ಗುಣಗಳನ್ನು ಹೊಂದಿರತಕ್ಕಂಥ ವಿಷ್ಣುವೇ ಹೊರತು ಸೂರ್ಯಾದಿಗಳಲ್ಲ ಸ ಸವಿತಾ ಸ ವಾಯು ಸ ಇಂದ್ರ ಅಶ್ವತ ಎಲ್ಲೆಲ್ಲಿ ಬಂದಿದೆ ಅಂತ ಸವಿತಾ ಅಂತ ವಾಯು ಅಂತ ಇಂದ್ರ ವಿಷ್ಣುವೇ ಹೊರತು ಬೇರೆಯವರಲ್ಲ ಈ ಆದಿತ್ಯರು ಇಬ್ಬರಿದ್ದಾರೆ ಅಂತ ತಿಳ್ಕೊಬೇಕು ಶ್ರುತ ಆದಿತ್ಯ ಬೇರೆ ಅಶ್ರುತ ಆದಿತ್ಯ ಬೇರೆ ದೃಷ್ಟಾದಿತ್ಯ ಬೇರೆ ಅದೃಷ್ಟಾದಿತ್ಯ ಬೇರೆ ದೃಷ್ಟ ಅಂದ್ರೇನು ನಮಗೆ ಕಾಣ್ತಕ್ಕಂತಹ ಅಥವಾ ನಾವು ಕೇಳಿರತಕ್ಕಂತಹ ಶ್ರುತ ಅದು ವಿಷ್ಣು ಎಂತ ಒಂದು ಊರಲ್ಲಿ ಸೂರ್ಯನಿಗೆ ಎಷ್ಟೇ ಹೇಳಿದ್ರು ಕೂಡ ನಮಗೆ ಸೂರ್ಯ ಭಾರಿ ದೊಡ್ಡವರೇ ಅದು ಇಂದ್ರಾದಿ ದೇವತೆಗಳ ಮುಂದೆ ಏನೋ ಅಲ್ಲ ಆಯಾ ವಾಯು ಪುಲಿ ಅಂದ್ಬಿಡ್ತಾರೆ ಮುಂದೆ ಆ ವಿಷಯ ನಮಗೆ ಗೊತ್ತು ಅಂದ್ಬಿಡ್ತಾರೆ ಅದು ವಿಷ್ಣುವ ಬಗ್ಗೆ ಮಾತ್ರ ಎಲ್ಲರೂ ಏನಂತ ಹೇಳ್ತಾರೆ ಕೊನೆಗೆ ಅಶ್ರುತ ಅದೃಷ್ಟ ಅಂತ ಅರ್ಥ ಆಯ್ತಾ ನಮಗಿವತ್ತು ಯಾರ್ಯಾರೋ ದೊಡ್ಡವರೇ ಕಾಣಿಸ್ತಾರೆ ದೊಡ್ಡದಲ್ಲ ಆದರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಒಂದೇ ರೀತಿ ದೊಡ್ಡವನ ಕಾಣೋದು ಯಾರು ಅಂದರೆ ವಿಷ್ಣು ಒಬ್ಬನೇ ಅದಕ್ಕೆ ಅಶ್ರುತತ್ವಾದಿ ಗುಣಕಃ ವಿಷ್ಣುದೇವ ಅರ್ಥ ಆಯ್ತಾ ಅದೇ ವ್ಯವಸ್ಥಿತ ಗುಣೋಪತ್ತೆ ಇತ್ಯ ಅನಂತ ಇತ್ಯಾ ಚತುರ್ವೇದ ಶಿಖಾಯ ಅನುಪತ್ತೆ ಉಪಯುಕ್ತಿ ಅಂತ ಉಪಪತ್ತಿ ಅಂದರೆ ವಿವಕ್ಷಿತ ಗುಣೋಪತ್ತಿ ಅಂದ್ರೇನು ವಿವಕ್ಷಿತ ಗುಣಗಳೆಲ್ಲ ಅವನಲ್ಲಿ ಮಾತ್ರ ಕೂಡುತ್ತೆ ಬೇರೆಯವರು ಕೂಡೋದಿಲ್ಲ ಅದಕ್ಕೆ ಹಾಗೆ ಹಾಂ ಬೇರೆಯವರು ಕೂಡೋದಿಲ್ಲ ನಾಟ್ ಅಪ್ಲಿಕಬಲ್ ಹಾಂ ಓಂ ಅನುಪತ್ತೆ ಇತ್ತು ಸಚ ಆದಿತ್ಯ ಶಬ್ದ ಚಕ್ಷುರ್ಮಯಾದೇತ್ಯ ಚಕ್ಷುರ್ಮಯತ್ವಾದೇತ್ಯ ಜೀವ ಇತಿ ವಾಚ್ಯ ಆದಿತ್ಯ ಅನ್ನೋ ಶಬ್ದ ಇದೆ ಚಕ್ಷುರ್ಮಯ ಸೂರ್ಯನಿಗೂ ಕಣ್ಣಿಗೂ ಸಂಬಂಧ ಇದೆ ಅಂತ ಹೇಳ್ಬೋದಾ ಅಂತ ಕೇಳಿದರೆ ಹೇಳೋದಕ್ಕೆ ಬರೋದಿಲ್ಲ ಯಾಕೆ ಓಂ ಅನುಪತ್ತೆ ಇತ್ತುರ ಶಾರೀರ ಹಾವು ವಿಷ್ಣುವಿಗೆ ಹೇಳಿದಾಗ ಉತ್ಪತ್ತಿ ಹೇಗೆ ಬಂತೋ ಇನ್ನೊಬ್ಬಳ ಅನುಪತ್ತಿ ಬರುತ್ತೆ ಅಲ್ಲಿ ಕೂಡುತ್ತೆ ಇಲ್ಲಿ ಕೂಡೋದಿತ್ತು ವಿಷ್ಣುವಿಗೆ ಹೇಳಿದಾಗ ಹೊಂದುತ್ತೆ ಬೇರೆಯವ್ರು ಹೇಳಿದಾಗ ಹೊಂದಕ್ಕೆ ಸಾಧ್ಯ ಇಲ್ಲ ಆತ್ಮಾನಂ ಪರ ಏಕಸ್ಯ ಸರ್ವ ಶರೀರತ್ವ ಅನುಪತ್ತೇರೇವಾ ಈಗ ಆದಿತ್ಯಾದಿಗಳು ಲಿಮಿಟೆಡ್ ದೇಹ ಅವರಿಗಿದೆ ಅದು ಸರ್ವತ್ರ ವ್ಯಾಪ್ತಿ ಇತ್ಯಾದಿಗಳಿಲ್ಲ ಆದ್ದರಿಂದ ಸರ್ವ ಶರೀರತ್ವ ಅನ್ನೋದು ಅವರಿಗಿಲ್ಲ ವಿಷ್ಣು ಮಾತ್ರ ಏನಿದೆ ಸರ್ವ ಶರೀರ ಗತತ್ವ ಅಂಬ ವಿಶಿಷ್ಟವಾದ ಲಕ್ಷಣ ಇದೆ. ಆದ್ದರಿಂದ ಬೇರೆಯವರು ತಗೊಳ್ಳೋದು ಬರೋದಿಲ್ಲ. ಓಂ ಕರ್ಮಕರ್ತೃ ವ್ಯಪದೇಶಾಚ್ಯಾವೋ ಆತ್ಮಾನಂ ಪರಸ್ಮೈ ಸಂಹತಿ ಇತ್ಯಾದಿ. ಕರ್ಮಕರ್ತೃ ವ್ಯಪದೇಶ, ಆತ್ಮಾನಂ ಕರ್ಮ, ಪರಸ್ಮೈ ಇತರರಿಗೆ, ಸಂಹತಿ ಕ್ರಿಯಾ ಅಂದರೆ ತನ್ನನ್ನು ಇನ್ನೊಂದು ಉದ್ದೇಶವನ್ನು ಮಾಡ್ತಾನೆ. ಈ ಮಾತು ಕೂಡಬೇಕಾದ್ರೆ ಯಾರಿಗೆ ಸಾಧ್ಯ ಇದೋ ಇಷ್ಟು ಮಾತ್ರ ಅಪ್ಲೈ ಆಗುತ್ತೆ, ಬೇರೆಯವರಿಗೆ ಅಪ್ಲೈ ಆಗೋದಿಲ್ಲ. ಓಂ ಶಬ್ದ ವಿಶೇಷಾತ್ಮೋ, ಅದು ವಿಶೇಷ ಶಬ್ದ ಬಂದಿದೆ. ಏನು ವಿಶೇಷ ಶಬ್ದ ಅಂದರೆ ಏತದೇವ ಬ್ರಹ್ಮ ಇತ್ಯಾಚಕ್ಷತೆ, ಇವನನ್ನೇ ಬ್ರಹ್ಮ ಅಂತ ಕರೀತಾರೆ. ವಿಶೇಷವಾಗಿ ಬ್ರಹ್ಮ ಶಬ್ದವನ್ನು ಉಪಯೋಗಿಸುತ್ತಾರೆ. ಹಾಗೆ ಜೀವಮೇವ ಬ್ರಹ್ಮ ಇತ್ಯಾಚಕ್ಷತೆ, ಎಲ್ಲರೂ ಕೂಡ ಜೀವನನ್ನೇ ಬ್ರಹ್ಮ ಅಂತ ಕರೆಯಲು ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಏಕವು ಏವ ಬ್ರಹ್ಮ, ಏಕವು ಏವ ಆತ್ಮ, ಏಕವು ಏವ ಸವಿತಾ, ಏಕವು ಏವ ಇಂದ್ರ, ಏಕವು ಏವ ಹರಿ, ಹರತಿ ಪರ ಪರಾನಂದ ಇಂದ್ರದ್ಯುಮ್ನ ಶಾಖಾಯ. ಇವನೇ ಬ್ರಹ್ಮ, ಇವನೇ ಆತ್ಮ, ಇವನೇ ಸವಿತಾ, ಇವನೇ ಇಂದ್ರ, ಇವನೇ ಹರಿ, ಇವನೇ ಪರಾನಂದ ಅಂತ ಇಂದ್ರದ್ಯುಮ್ನ ಶಾಖೆಯೊಳಗೆ ಸ್ಪಷ್ಟವಾಗಿ ಇರಿ. ಆತ್ಮ ಎಲ್ಲ ಶಬ್ದವಾಚ್ಯರ ಆತ್ಮ ಮೊದಲಾದ ಸಕಲ ಶಬ್ದವಾಚ್ಯತ್ವ ಯಾರು ಹೇಳಿದ್ದಾರೆ? ವಿಷ್ಣು ಹೇಳಿದ್ದಾರೆ. ಇವೆಲ್ಲ ಯೋಚನೆ ಮಾಡ್ತಾ ಹೋದರೆ ಯಾವುದೇ ಶಾಸ್ತ್ರಾರ್ಥವನ್ನು ಎಷ್ಟು ಸಮಗ್ರ ನೋಡಬೇಕು, ಆಲ್ರೌಂಡ್ ಅನಾಲಿಸಿಸ್ ಇರಬೇಕು. ಆಲ್ರೌಂಡ್ ಅನಾಲಿಸಿಸ್ ಮಾಡಿದಾಗ ಕನ್ಫ್ಯೂಷನ್ ಇರೋದಿಲ್ಲ. ನಾವು ಸ್ವಲ್ಪ ಸ್ವಲ್ಪ ನೋಡಿದಾಗ ಏನಾಗುತ್ತೆ? ಕನ್ಫ್ಯೂಷನ್ ಬರುತ್ತೆ. ಓಂ ಸ್ಮೃತಿಯಾವು, ಸ್ಮೃತಿಯು ಹಾಗೆ ಹೇಳ್ತಾ ಇದೆ. ಯಾವ ಸ್ಮೃತಿ? ಅಹಂ ಆತ್ಮ ದುರಾಕೇಶ ಭೂತಾಶಯ ಸ್ಥಿತ ಮಹಾವಿದ್ಯ ಭೂತಾನಿ ಮಾರಯಾಮ್ಯಹಮೋಚಕ ಇತ್ಯಾದಿ. ಇಲ್ಲಿ ಸರ್ವಗತತ್ವ ಅಥವಾ ಸರ್ವತ್ರ ವ್ಯಾಪ್ತತ್ವ ಅವರು ಯಾರ ಲಕ್ಷಣ ಅಂತ ಹೇಳಿದ್ದ ಆದಿತ್ಯ. ತಪ್ಪು, ಆದಿತ್ಯನಿಗೆ ಆಗೋದಿಲ್ಲ, ವಿಷ್ಣುವಿಗೆ ಆಗುತ್ತೆ. ಸ್ಮೃತಿ ಹೇಳ್ತಾ ಇದೆ ಭಗವದ್ಗೀತಾ, ಅಹಂ ಆತ್ಮ ದುರಾಕೇಶ ಸರ್ವಭೂತಾಶಯ ಸ್ಥಿತ. ಅರ್ಜುನ, ಎಲ್ಲ ಊರೊಳಗೆ ನಾನು ಏನಾಗಿದ್ದೇನೆ, ನೆಲೆಸಿದ್ದೇನೆ ಅಂತ ಹೇಳ್ತಾರೆ. ಇಂತ ಹಿರಿಬೇಕು ಸೂರ್ಯನಿಗಿಲ್ಲ. ಗಾವಾವಿಷ್ಯಜ ಭೂತಾನಿ ಧಾರಯ ಮಹಾಮೋಜಕ, ಹದಿನೈದನೇ ಅಧ್ಯಾಯ. ಗಾವಾವಿಷ್ಯಜ ಭೂತಾನಿ, ಭೂಮಿಯೊಳಗೆ ಪ್ರವೇಶ ಮಾಡಿ ನಾವೇನು ತಿಳ್ಕೊಂಡಿದ್ದೇವೆ? ಭೂಮಿ ನಮ್ಮನ್ನು ಹೊತ್ತಿದೆ ಅಂತೇಳಿ. ಭೂಮಿ ನಮ್ಮನ್ನು ಹೊತ್ತಿಲ್ಲ, ಭೂಮಿಯೊಳಗೆ ನಿಂತು ಹೊತ್ತಿರೋದು ಯಾರು? ದೇವರೇ. ಭೂಮಿಯನ್ನು ಹೊರಣಿಂದ ಎತ್ತಿರೋದು ಯಾರು? ಭೂಮಿಯನ್ನು ಹೊರಣಿಂದ ಎತ್ತಿರೋದು ಯಾರು? ವರಾಹ ರೂಪದಿಂದ ಎತ್ತಿದ್ದಾರೆ. ವರಾಹ ರೂಪದ ಒಳಗಿಂದ ಧರಿಸಿರೋದು ಯಾರು? ತಾನೇ. ಮತ್ತೆ ಭೂಮಿಯ ಒಳಗೂ ಇದ್ದೇನೆ, ಹೊರಗೂ ಇದ್ದೇನೆ. ಒಂದು ಈ ರೀತಿಯ ಸರ್ವಗತತ್ವ ಅನ್ನೋದು ಯಾರಲ್ಲಿದೆ? ಸೂರ್ಯನಲ್ಲಿದೆ, ವಿಷ್ಣುವಿನಲ್ಲಿದೆ. ಇತ್ತೆ ಇಂದ್ರದ್ಯುಮ್ನ ಶಾಖಾಯ, ಒಂದು ರೂಪ ಅಂತ ವರಾಹ ಬೆಳೆಸಿದ್ದಾರೆ. ವಾಯು ಕೂರ್ಮ, ವಿಷ್ಣು ಕೂರ್ಮ, ಇನ್ನೊಂದು ಪ್ರೋಸೆಸ್. ಶಿವಶುಮಾರನ ಎಲ್ಲ ಧರಿಸಿದ್ದ, ಅನೇಕ ಧರಿಸಿದ್ದ. ಇಲ್ಲಿ ತಗೊಂಡಾಗ ಇದು ಸೂರ್ಯಾದಿಗಳಿಗೆ ಇಂಥ ಸಾಮರ್ಥ್ಯ ಇಲ್ಲವೇ ಇಲ್ಲ. ಅದರಿಂದಾಗಿನೇ ಕೃತಿ ಕೂಡ ಇದು ವಿರುದ್ಧವಾಗಿದೆ. ಮತ್ತೆ ಅಪ್ರಾಮಾಣಿಕಂ ಕಲ್ಪ್ಯಂ, ಇದ್ದವ್ರು ಬೇರೆ ಭಾಷೆ ಬರೀತಾರಲ್ಲ ಅರ್ಥವನ್ನು, ಅದೆಲ್ಲ ಪ್ರಮಾಣವಿಲ್ಲದಾದ್ರಿಂದ ಹಾಗೆಲ್ಲ ಅರ್ಥ ಮಾಡೋಕ್ಕೆ ಹೋಗಬಾರ್ದು ಅಂತ ಬರೇ ಪ್ರಾಬ್ಲಮ್ ಬಂತಿದ್ದೀನಿ. ನೋಡಿ, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಹೇಳಿದಿರಿ? ಎಲ್ಲರೊಳಗೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರಿ. ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ ಅವರಲ್ಲೂ ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಅರ್ಭಗೌಕತ್ವಾತ್ ವ್ಯಪದೇಶಾಚ್ಯ ನೇತಿಕೇನ್ನ ಜಾಯತ್ವ ಏವಂ ಯೋಗವತ್ಯಾವೋ ಅರ್ಧಸೌಕತ್ವ. ನಾವೆಲ್ಲ ಎಂಥವರು? ದೇಹ. ನಮ್ಮ ದೇಹದೊಳಗೆ ನಾವೆಷ್ಟಿದ್ದೇವೆ? ಇಷ್ಟೇ ಎಷ್ಟಿದ್ದೇವೆ. ನಮ್ಮೊಳಗೆ ದೇವರಿದ್ದ ಹೌದಲ್ಲ ಹೇಳ್ತಿರೋದು? ದೇಹದೊಳಗೆ ನಾವಿದ್ದೇವೆ, ನಮ್ಮ ಹೃದಯದೊಳಗೆ ಪರಮಾತ್ಮ ಇದೆ. ಹೃದಯ ಎಷ್ಟಿದೆ? ಚಿಕ್ಕ ಜಾಗ. ನಿಮ್ಮ ದೇವರು ಎಂಥವನು? ಬಹಳ ದೊಡ್ಡ ದೇವರು. ದೊಡ್ಡ ದೇವರು ಚಿಕ್ಕ ಜಾಗ ಹೇಗಿರ್ತಾನೆ? ಆದ್ದರಿಂದ ದೇವರು ಎಲ್ಲ ಒಳಗಿರೋ ಚಾನ್ಸ್ ಇಲ್ಲ. ಈ ರೀತಿ ಹೇಳಕ್ಕೆ ಬರ್ತಾ ಇಲ್ಲ ಆ ಪ್ರಶ್ನೆ. ಈಗ ಅರ್ಧಸೌಕತ್ವಾತ್ ಪ್ರತ್ಯುಪದೇಶಾಚನೇತಿ ಚೇನ್ನ ವಿಚಾಯತ್ವಾದೇವು ವ್ಯೋಮವತ್ಯಾವು ಸರ್ವೇಷು ಭೂತೇಷು ಇತಿ ಅತ್ಯಲ್ಪೌಕತ್ವಾತ್ ಚಕ್ಷುರ್ವಯತ್ವಾದಿನ ವಿಚಾಯಪದೇಶಾಚ್ಯ ನೇತಿ ಚೇನ್ನ. ಜಾಗ ಚಿಕ್ಕದಾದ್ರಿಂದ ದೊಡ್ಡದೇ ಇರೋ ಚಾನ್ಸ್ ಇಲ್ಲ, ಮತ್ತು ಜೀವ ಇರೋ ಚಾನ್ಸ್ ಇದೆ. ಆದ್ದರಿಂದ ದೇವರಿದ್ದಾರೆ ಅಂತ ಹೇಳಬಾರದು ಅಂತ ಕೇಳಿದ್ರೆ ಹೇಳ್ತಾರೆ. ಅರ್ಭಗೌಕತ್ವೇನ ಚಕ್ಷುರ್ಮಯತ್ವಾದಿ ರೂಪೇಣ ಸತ್ಯವ ವಿಷ್ಣು ನಿಜಾಯತ್ವ. ವಿಷ್ಣುವಿಗೆ ಏನಿದೆ? ಸಣ್ಣ ಜಾಗದಲ್ಲಿರೋದು ಗೊತ್ತಿದೆ, ದೊಡ್ಡ ಜಾಗದಲ್ಲಿ ಬೇಕಾದ್ರೂ ಇರ್ತಾರೆ. ಸರ್ವಗತತ್ವೇತಿ ಅಲ್ಪೌಕತ್ವ ಯುಜ್ಯತೆ ವ್ಯೋಮವತ್. ಈ ಆಕಾಶ ಭಾರಿ ದೊಡ್ಡದು, ಎಲ್ಲ ಕಡೆ ನಮ್ಮ ಒಳಗೂ ಇದೆ. ಮತ್ತೆ ಆಕಾಶ ಶಕ್ತಿ ವ್ಯೋಮವತ್, ಆಕಾಶ ಹೇಗೆ ಎಲ್ಲ ಕಡೆಗೂ ಹೇಗಿರುತ್ತೋ, ಒಳಗು ಹೊರಗು ಹೇಗಿರುತ್ತೋ, ದೇವರೆಂಥವನು ಅನೋರಣೀಯ ಮಾತೋಮಯ್ಯ ಅನ್ನೋದ್ರಿಂದ, ಭಾರಿ ದೊಡ್ಡವನಾದ್ದರಿಂದ ಎಷ್ಟು ಹೊರಗು ಬೇಕಾದ್ರೂ ಇಲ್ಲ, ಭಾರಿ ಸೂಕ್ಷ್ಮನಾದ್ದರಿಂದ ನಮ್ಮ ಒಳಗು ಬೇಕಾದ್ರೂ ಇಲ್ಲ. ದೇವರ ವೈಶಿಷ್ಟ್ಯ ನಮ್ಗೆ ಅರ್ಥ ಆಗಲಿಕ್ಕೆ ವ್ಯೋಮವತ್ಯ ಎಕ್ಸಾಂಪಲ್. ಆಕಾಶ ಯಾಕೋ ಹಾಗೆ, ಆಕಾಶ ಇಲ್ಲದ್ರೆ ವೇದಾಕ್ತಿ ಎಲ್ಲರೂ ಕಷ್ಟ ಆಗ್ಬಿಡ್ತೀವಿ. ಆಕಾಶ ಇದ್ದೇ ಹೋಗಿದ್ರೆ ಗತಿ ಏನಾಗ್ತಿತ್ತು, ಎಲ್ಲ ಅಪತ್ಯ ಆಗ್ಬಿಡ್ತಾರೆ. ಒಳಗಿಲ್ಲದ ಹೋಗಿದ್ರೆ ಪೂರ್ತಿ ಅಟ್ಕೊಂಡ್ಬಿಡ್ತೀವಿ. ಒಳಗು ಆಕಾಶ, ಹೊರಗು ಆಕಾಶ, ಆಕಾಶ ವ್ಯಾಪ್ತವಾಗಿ ಒಳಗು ಹೊರಗು ಹೇಗಿದೆಯೋ, ಪರಮಾತ್ಮ ವ್ಯಾಪ್ತನಾಗಿ ಹೇಗಿದ್ದಾನೆ, ಚಿಕ್ಕದಾಗಿರ್ತಕ್ಕಂಥ ಹೃದಯ ಗುಹೆಯಲ್ಲೂ ಇದ್ದಾನೆ, ಮತ್ತು ಹೊರಗೆ ಸರ್ವತ್ರ ವ್ಯಾಪ್ತನಾಗಿಯೂ ಇದ್ದಾನೆ ಅಂತ ದೃಷ್ಟಾಂತ ಕೊಟ್ಟು ದೇವ್ರು ನಮಗೆಲ್ಲ ಪ್ರಶ್ನೆ ಉತ್ತರ ಸಿಕ್ಕಾಗಾಯ್ತೀಗ. ಎಷ್ಟೊಂದು ಪ್ರಶ್ನೆ ಏನು ಮಾಡ್ಬೋದು, ನಮ್ಮ ಹೃದಯದಲ್ಲಿ ದೇವರಿದ್ದಾನೆ ಹೇಗಿರ್ತಾನೆ ದೇವರು, ಅಷ್ಟು ದೊಡ್ಡ ದೇವರು ಹೇಗಿರ್ತಾನೆ ಅಂತ ಕೇಳ್ಬೋದಾ ಇಲ್ವೋ, ಅದು ಪುತ್ರ ಇವೆಲ್ಲ ಕೂಡ ದೇವರು ಹೇಳ್ತಾರೆ ನೋಡಿ. ಮುಖ್ಯ ವಿದ್ಯತೆ ಯೋಮವತ್ ಸರ್ವೇಂದ್ರಿಯ ಮಗು ವಿಷ್ಣು ಅಂದರೆ ವಿಷ್ಣು ಏನಾಗಿದ್ದಾನೆ, ಅತ್ಯಂತ ವಿಶಿಷ್ಟವಾದ ಮಹಿಮೆ ಹೊಂದಿದವನಾಗಿರ್ತಾನೆ. ಆದ್ದರಿಂದನೇ ಅವನಿಗೇನು ಸಾಧ್ಯ, ಹೊರಗಿನ ನಿಚಾಯತ್ವ ಅಂದ್ರೆ ವಿಶಿಷ್ಟ ಮಹಿಮಾವತ್ವದಿಂದಾಗಿ ಪರಮಾತ್ಮ ಎರಡೂ ಮಾಡೋಕ್ಕೆ ಸಾಧ್ಯ ಇದೆ. ಆ ನಿಚಾಯತ್ವ ಇಲ್ಲದೆ ಹೊರಗಿನ ಮಾಡೋಕ್ಕೆ ಬರ್ತಿರಲಿಲ್ಲ. ಆಕಾಶಕ್ಕೆ ಅದಿದೆ, ಹೊರಗು ಹೊರಗು ಇದೆ, ದೇವರಿಗೆ ಅದಿದೆ, ಅವನು ಹೊರಗು ಹೊರಗಿದೆ. ಸರ್ವೇಂದ್ರಿಯವ ಯೋ ವಿಷ್ಣು ಸರ್ವ ಇಂದ್ರಿಯಮಯ ವಿಷ್ಣು, ಎಲ್ಲ ಇಂದ್ರಿಯಗಳ ಒಳಗೆ ಪರಮಾತ್ಮ ಇದ್ದಾನೆ. ನಿಯಾಮಕನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಸರ್ವ ಪ್ರಾಣಿಷ್ಠಿತ, ಎಲ್ಲ ಪ್ರಾಣಿಗಳೂ ಪರಮಾತ್ಮ ಇದ್ದಾನೆ. ಸರ್ವ ನಾಮಾಭಿಧೇಯಕ್ಕೆ, ಎಲ್ಲ ಹೆಸರುಗಳಿಂದ ವಚನಾಗಿದ್ದಾನೆ. ಸರ್ವ ವೇದೋಜಿ ಸಚ್ಚಸ, ಎಲ್ಲ ವೇದಗಳಿಂದ ಅವನೇನೆ ನಿರೂಪಿತನಾಗಿದ್ದಾನೆ. ಇದು ಸ್ಕಾಂಧೆ, ಈ ಸ್ಕಂದ ಪುರಾಣ ಹೇಳ್ತಿರೋದ್ರಿಂದ ಪರಮಾತ್ಮನನ್ನ ಎಲ್ಲಿದ್ದಾರೆ ಅಂತ ಹೇಳಿದ್ರು ಕೂಡ ಅವು ಇರುವುದಕ್ಕೆಗೂ ತೊಂದರೆ ಇಲ್ಲ, ಯಾವುದೇ ಇರುವಾಗ ಹಿಡಿದ ದೋಷ ಇಲ್ಲ. ಇದು ಕೊನೆಯ ಅಭ್ಯಕ್ಷಣೆ ಹೇಳ್ತಾನೆ. ಆಕಾಶ ಸ್ಪೇಸ್ ಅಂತ, ಸ್ಪೇಸ್ ಎಲ್ಲ ಕಡೆ ಹೇಗಿದೆಯೋ ದೇವ್ರು ಹೇಗಿದ್ದಾನೆ. ಈ ಕೊನೆಯ ಪ್ರಶ್ನೆ ಹಾಕ್ತಾನೆ ಸಂಬಂಧಪಟ್ಟರೆ, ಓಂ ಸಂಭೋಗ ಪ್ರಾಪ್ತಿ ಸ್ಥಿತಿಯನ್ನ ಪ್ರೀತಿಯಾಗ್ತು. ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಯಿತು, ಸಿಕ್ಕಾಕೊಡ್ರಿ ಅಂತ ಕೇಳಿದೆ ನನಗೆ. ನೀವೇನು ಹೇಳಿದಿರಿ, ದೇವರು ನಮ್ಮ ದೇಹದಲ್ಲಿ ನಾವಿದ್ದರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ದೀರಿ, ಹೌದಲ್ಲೋ? ನೋಡಿ ಪ್ರಾಬ್ಲಮ್ ಬರುತ್ತೆ ಆ ರೀತಿ ಮಾಡಿಬಿಟ್ಟು. ನಮ್ಮ ದೇಹದಲ್ಲಿ ನಾವಿದ್ದೇವೆ, ಅದರಿಂದ ಏನಾಗ್ತಾ ಇದೆ ನಮಗೆ, ದೇಹಗತವಾದ ಅನೇಕ ದುಃಖ ಇತ್ಯಾದಿ ಅನುಭವಿಸ್ತಾ ಇದ್ದೆ ನಾವು, ಹೌದಾನೆ? ನಮ್ಮಳು ದೇವರಿದ್ದರೆ ಇದನ್ನು ಅವನು ಅನುಭವಿಸ್ಬೇಕಾಗುತ್ತೆ, ಹುಷಾರ ಅರ್ಥ ಆಯ್ತಾ? ದೇಹದಲ್ಲಿರೋ ನಮಗೆ ಜ್ವರ ಬಂತಪ್ಪ, ದೇಹಕ್ಕೆ ಜ್ವರ ಬಂದಿದೆ, ನಾವು ಡಲ್ ಆಗಿಬಿಟ್ಟೆವು. ಯಾಕೆ? ದೇಹದ ಎಫೆಕ್ಟ್ ನಮ್ಮೇಲಾಯ್ತು, ಗೊತ್ತಾಯ್ತಾ? ಅದೇ ಅಕ್ಷದಲ್ಲಿ ಏನು ಮಾಡ್ತಾರೆ, ತುಂಬ ಜನ ಆಗಲು ರೋಗ ಬಂದವರು ಸದ್ದೋಗಬಾರ್ದು ಸದ್ಯ ಅಂತ ಹೇಳ್ತಾರೆ. ಅದಕ್ಕೆ ಆ ದೇಹ ಹೋದರೆ ಏನು ಏನು ಹೋಗುತ್ತೆ ನಮಗೆ, ಆ ದೇಹ ನಿಮಿತ್ತವಾದ ರೋಗಾದಿ ಹೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ಬೇಗ ಸಾಯಬಾರ್ದೆ ಇಷ್ಟಪಡ್ತಾರೆ. ಹಣ್ಣು ಬದುಕರು ಸಾಕು ಬದುಕೋದು ಅಂತ ಹೇಳ್ತಾರೆ. ದೇಹ ತುಂಬ ಇದಾಗಿದೆ, ಆದಮೇಲೆ ನಮಗೆ ದೇಹ ಅಸಹ್ಯ ಬರ್ತಿರಬೇಕಾದ್ರೆ ನಮ್ಮೊಳಗೆ ದೇವರಿದ್ದರೆ ಅವ್ರ ಗತಿ ಏನಾಗಬೇಕಾಗ? ಸಂಭೋಗ ಶಬ್ದಕ್ಕೆ ಏನರ್ಥ? ಸಮಾನ ಭೋಗ. ನಮಗೂ ಏನು ದುಃಖ ಆಗುತ್ತೋ ದೇವರಿಗೆ ಅದೇ ದುಃಖ ಆಗಲಿ, ನಮಗೇನು ಸುಖ ಆಗುತ್ತೋ ದೇವರಿಗೆ ಅದೂ ಆಗಲಿ ಅಂತ ಆರೋಪ ಮಾಡ್ತೇವೆ. ದೇವ್ರು ನಮ್ಮೊಳಗಿದ್ದರೆ ಆದ್ದರಿಂದ ಏನಂತ ಹೇಳಬೇಕು ನೀವು, ದೇವ್ರು ನಮ್ಮೊಳಗಿದ್ದಾನೆ ಹೇಳಬಾರ್ದು ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ನಾ ವೈಶೇಷ್ಯ, ದೇವರು ನಮ್ಮ ಹೃದಯದಲ್ಲಿರೋದು ಹೌದು, ನಮ್ಮ ದೇವರೊಳಗೆ ನಾವಿದ್ದು ನಮ್ಮೊಳಗೆ ದೇವರಿರೋದು ಹೌದು. ಆದರೆ ದೇವರಿಗೆ ಏನಿಲ್ಲ, ನಮಗೆ ದುಃಖವಾದಂಥ ದೇವರಿಗೆ ದುಃಖ ಆಗೋದಿಲ್ಲ. ಯಾತಕ್ಕೆಂದರೆ ವೈಶೇಷ್ಯ, ದೇವರಲ್ಲಿ ಏನು ಸಾಮರ್ಥ್ಯ ಇದೆ, ವೈಶೇಷ್ಯ ಇದೆ. ಆದ್ದರಿಂದಾಗಿಯೇ ನಮ್ಮೊಳಗೆ ಹೇಗಿರ್ತಾನೆ ಪರಮಾತ್ಮ, ನಿಯಾಮಕನಾಗಿರ್ತಾನೆ ಹೊರತು ನಮ್ಮ ದುಃಖ ಅನುಭವಿಸುತ್ತೆ, ನಮ್ಮ ದುಃಖ ಅನುಭವಿಸದಂತೆ ಇರಲಿಕ್ಕೆ ದೇವರಿಗೆ ಬರುತ್ತೆ. ಆದ್ದರಿಂದ ಹಾಗಿದ್ದಾನೆ. ಒಂದೇ ಆಸ್ಪತ್ರೆಯಲ್ಲಿ ಯಾರ್ಯಾರಿದ್ದಾರೆ, ಪೇಷಂಟ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಡಾಕ್ಟ್ರ್ ನೋಡಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟೆ. ಯಾತಕ್ಕೆ? ನಾನು ಪೇಷಂಟ್ ಆದರೆ ಕಷ್ಟ ಅಂತ ಕೇಳಿದ್ದೆ. ಡಾಕ್ಟ್ರ್ ಹೇಗಿರ್ತಾರೆ ಆಸ್ಪತ್ರೆಯಲ್ಲಿ, ರೋಗ ವಾಸಿ ಮಾಡುವವನಾಗಿರ್ತಾರೆ, ಪೇಷಂಟು ರೋಗ ಅನುಭವಿಯಾಗಿರ್ತಾರೆ. ಸೊ ಒಂದೇ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳು ಹೇಗಿರ್ತಾರೋ, ಒಂದೇ ದೇಹದಲ್ಲಿ ಭವರೋಗ ವೈದ್ಯನಾದ ಪರಮಾತ್ಮ ಪ್ಲಸ್ ಭವರೋಗಿಗಳಾದ ನಾವು ಇರ್ತೇವೆ, ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರಿಗೆ ಏನಿದೆ ವೈಶಿಷ್ಟ್ಯ ಇದೆ, ಗೊತ್ತಾಯ್ತಾ? ಯಾಕೆ ರೋಗ ವಾಸಿ ಮಾಡ್ತಕ್ಕಂಥ ಶಕ್ತಿಯನ್ನು ವಿಶೇಷ ಡಾಕ್ಟ್ರಲ್ಲಿದೆ, ಪೇಷಂಟಲ್ಲಿಲ್ಲ. ಆದ್ದರಿಂದ ದೇವರಿದ್ದರು, ದೇವರು ನಮ್ಮ ದೇಹದೊಳಗಿದ್ದರು ಕೂಡ ದೇವರಿಗೇನಿಲ್ಲ, ನಮಗೆ ಬರಬಹುದಾದ ಸುಖ ದುಃಖಗಳ ಅನುಭವ ದೇವರಿಗೆ ಬರೋದಿಲ್ಲ. ಇದು ಅರ್ಥ ಆಗಿಬಿಟ್ರೆ ನಮ್ಮ ಪ್ರಶ್ನೆಗೆ ದೊಡ್ಡ ಉತ್ತರ ಸಿಕ್ಕಾಗಾಯ್ತು. ಎಷ್ಟೊಂದ್ರೆ ಏನು ಮಾಡ್ತಾರೆ ಗೊತ್ತೇ, ದೇಹಕ್ಕೆ ಉಪವಾಸ ಮಾಡೋದಿಲ್ಲ. ಯಾಕೆ? ಒಳ್ಳೆ ದೇವರಿದ್ದಾರಲ್ಲ, ದೇವ್ರ ಉಪವಾಸ ಹಾಕಿದಾಗುತ್ತೆ. ಈ ವಾದ ಕೊಡ್ತಾರೆ, ಎಷ್ಟೊಂದ್ರೆ ವಾದ ಮಾಡೋದಿರ್ತಾರೆ, ಅವ್ರಿಗೆ ಉತ್ತರ ಇದೆ. ನಮಗೆ ಅಪರಾಧ ಸಾಲವಾಯ್ತಾ ಇಲ್ಲ. ಈಗ ದೇವರಿಗೆ ನಮ್ಮನ್ನ ತಿಂದು ದೇವರು ಭಕ್ತರಾಗಿದ್ದರೆ ಉಪವಾಸ ಆಗಿರ್ಬೇಕಾಗಿತ್ತು ದೇವರು. ದೇವರು ಎಂಥವನು ಪೂರ್ಣಾನಂದ ಪೂರ್ಣ ಕಾಮನಾದ್ದರಿಂದ ಅವನಿಗೆ ಏನು ಬೇಕಾಗಿಲ್ಲ. ಇವೆಲ್ಲ ತಿಳ್ಕೊಂಡ್ಬಿಟ್ಟು ಉಪಾಸನೆ ಮಾಡಕ್ಕೆ ಬರುತ್ತೆ. ಎಷ್ಟೋ ದಿನ ಕೆಲಸ ಮಾಡೋದು ಕುಯುಕ್ತಿಗಳನ್ನು ಮುಂದೆ ಉತ್ತರ ಕೊಡ್ತಾರೆ. ಸಮಾನ ಬದುಕು ಪ್ರಾತಿನಿಧ್ಯತೆಯನ್ನ ವೈಶೇಷ್ಯ ಜೀವ ಪರಯೋಹೋ ಏಕ ಶರೀರ ತತ್ವೇ ಸಮಾನ ಭೋಗ ಪ್ರಾಪ್ತಿ ರೀತಿ ಎನ್ನ ಜೀವ ಪರಮಾತ್ಮ ಇಬ್ಬರು ಕೂಡ ಏಕ ಶರೀರ ತತ್ವೇ ಒಂದೇ ದೇಹದಲ್ಲಿ ಇರೋದಾದರೆ ಸಮಾನ ಭೋಗ ಪ್ರಾಪ್ತಿ ಸಮಾನವಾದ ಭೋಗ ಅನುಭವ ಆಗಬೇಕು ಅಂತ ಕೇಳಿದರೆ ಎನ್ನ ಅದಾಗಲಿಲ್ಲ. ಸಾಮರ್ಥ್ಯ ವೈಶೇಷ್ಯ ಇವರಿಗೆ ಸಾಮರ್ಥ್ಯ ಇಲ್ಲ ಅದು ದುಃಖ ಪಡ್ತಾರೆ. ದೇವರಿಗೆ ಸಾಮರ್ಥ್ಯ ಏನು ದುಃಖ ಪಡೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಒಂದೇ ದಿನ ಇಬ್ಬರು ಹಾಕ್ತಾರೆ ಒಂದೇ ದಿನ ಸರೋವರದಲ್ಲಿ ಹಾಕಿಬಿಡ್ತಾರೆ. ಒಬ್ಬನು ತಕ್ಷ ಸೇರ್ತಾರೆ ಅದೊಬ್ಬನು ಮೂರು ದಿವಸ ಆದ್ಮೇಲೆ ಸೇರ್ತಾರೆ. ಯಾತಕ್ಕೆ ತಕ್ಷ ಯಾತಕ್ಕೆ ಸೇರಿದೆ ಅವನು ಈಜು ಬರುತ್ತಾನೆ ಸಾಮರ್ಥ್ಯ ಇದೆ. ಇನ್ನೊಬ್ರು ಬರಲಿಲ್ಲ ಸತ್ತೋದ ಬಾಡಿ ಸೇರ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಒಂದೇ ನೀರಲ್ಲಿ ಬಿದ್ದರೂ ಕೂಡ ಇಬ್ಬರು ಒಂದೇ ರೀತಿ ಆಗಲಿಲ್ಲ. ಅವನು ಮುಳುಗಲಿಲ್ಲ ಅವನು ಮುಳುಗಿಲ್ಲ. ಯಾತಕ್ಕೆ ಸಾಮರ್ಥ್ಯ. ಅದೇ ರೀತಿ ನಮ್ಮ ದೇಹದೊಳಗೆ ಪರಮಾತ್ಮ ಇದ್ದಾನೆ ಜೀವಾತ್ಮರಾದ ನಾವು ಇದ್ದೇವೆ. ನಮಗೆ ಏನಿಲ್ಲ ಸಾಮರ್ಥ್ಯ ಇಲ್ಲ ಅದರಿಂದ ಸುಖ ದುಃಖ ಅನುಭವ ಆಗ್ತಾ ಇದೆ. ಮಾತ್ರ ಸ್ಪರ್ಶಾಸ್ತ್ರ ಕೌಂತೇಯ ಶೀತೋಷ್ಣ ಸುಖ ದುಃಖ ನಾಹ ಆಗಮಾಪಾಯಿನೂ ಅನಿತ್ಯ. ಆದರೆ ದೇವರಿಗೆ ಅದಿಲ್ಲ. ಅದಕ್ಕೆ ಹೇಗಿದ್ದಾರೆ ದೇವರು ಆನಂದವಾಗಿದ್ದಾರೆ. ಇದು ಒಂದೇ ಕ್ಲಾಸ್ನಲ್ಲಿ ವೇಸ್ಟ್ ಇದ್ದಾರೆ ಸಿಕ್ಕ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಅದೇ ಅಡ್ಮಿಷನ್ಗೆ ಜ್ಞಾನ ಬಂದ ಗತಿ ಏನು ಹೋಗ್ತಾನೆ. ಒಂದೇ ಕ್ಲಾಸಲ್ಲಿ ಇದ್ದರೂ ಕೂಡ ಒಬ್ಬ ಮೇಸ್ಟ್ರಿಗೆ ಜ್ಞಾನ ಇದೆ, ಉಳಿದು ಹುಡುಗ ಜ್ಞಾನ ಇದೆ. ಅದಕ್ಕೆ ಸ್ಟೂಡೆಂಟ್ಸ್ ಅಂತ ಕೇಳಿ. ಇಲ್ಲಿ ಅವ್ರು ಏನು ಮಾಡಬೇಕು ನೋಡಯ್ಯ, ಶಾಸ್ತ್ರ ಕೂಡ ಪಾಠ ಮಾಡೋದಿಲ್ಲ, ಪಕ್ಕದ ಮೇಲೆ ಮಾತಾಡ್ತೀರಿ ಇಲ್ಲಿ ತೋಡಿ ಕೇಳಿ ಅಂದರೆ ಯಾಕೆ ಒಂದೇ ಕಡೆ ಬಂದಾಗ ಅಜ್ಞಾನ ಬಿಡ್ಬಿಟ್ಟು ಕಷ್ಟ ಅಂದರೆ ಬರೋದಿಲ್ಲ. ಅದಕ್ಕೆ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇರೋದ್ರಿಂದ ಒಂದೇ ಕ್ಲಾಸಲ್ಲಿ ರೂಮಲ್ಲಿ ಕೂತಿದ್ರು ಕೂಡ ಅಧ್ಯಾಪಕನಿಗೆ ಜ್ಞಾನ, ವಿದ್ಯಾರ್ಥಿಗಳಿಗೆ ಅಜ್ಞಾನ ಹೇಗೋ ಒಂದೇ ದೇಹದಲ್ಲಿ ಇದ್ದರೂ ಕೂಡ ಒಂದೇ ದೇಹದಲ್ಲಿ ಮುಳುಗಿದ್ರು ಕೂಡ ಒಬ್ಬ ಸೇರ್ತಾನೆ ಅವ್ರು ಮುಳುಗ್ತಾನೆ ಹಾಗೋ ಒಂದೇ ದೇಹದಲ್ಲಿ ಇದ್ದರೂ ಕೂಡ ಪರಮಾತ್ಮನಿಗೇನಿಲ್ಲ, ಜೀವನಿ ಬರ್ತಕ್ಕಂಥ ಸುಖ ದುಃಖಗಳ ಸಂಬಂಧ ಇಲ್ಲ, ಜೀವನಿ ಮಾತ್ರ ಇದ್ದೇ ಇದೆ. ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಮೇಲೆ ನಮಗೆ ಉಪಾಸನೆ ಮಾಡೋಕ್ಕೆ ಏನು ಯೋಚನೆ ಬರುತ್ತೆ. ಮುಕ್ತಂತ್ಯಗಾಗದೆ ಬ್ರಹ್ಮಸೂತ್ರ ಏನಂತ ಹೇಳಿತು, ವಿಶೇಷ ಇದೆ ಅಂತ ಹೇಳಿತು. ಏನು ವಿಶೇಷ ಅಂದರೆ ಆಚಾರ್ಯ ಸಾಮರ್ಥ್ಯ ವಿಶೇಷ ಅಂತ ಹೇಳಿ ಅದೇನು ಅಂದರೆ ಕೋಟ್ ಮಾಡ್ತಾರೆ. ಉಕ್ತಂಚ ಗಾರುಡೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಸರ್ವಜ್ಞ ಅಲ್ಪಜ್ಞತಾ ಭೇದ ಸರ್ವಶಕ್ತಿ ಅಲ್ಪಶಕ್ತಿತ ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಮ ಜೀವಯೋ. ಏನು ಡಿಫ್ರೆನ್ಸ್ ಇದೆ ನಮಗೂ ದೇವರಿಗೂ ಅಂದರೆ ಸರ್ವಜ್ಞ ಅಲ್ಪಜ್ಞತಾ ಭೇದ. ನಾವು ಅಲ್ಪಜ್ಞರು, ದೇವರು ಸರ್ವಜ್ಞ. ಆಮೇಲೆ ದೇವರೆಂಥವರು ಸರ್ವಶಕ್ತ, ನಾವೆಂಥವರು ಅಲ್ಪಶಕ್ತ. ಸ್ವಾತಂತ್ರ್ಯ ಪಾರತಂತ್ರಾಭ್ಯ, ದೇವರೆಂಥವನು ಸ್ವತಂತ್ರ, ನಾವೆಂಥವರು ಪರತಂತ್ರ. ಆದ್ದರಿಂದಲೇ ಸಂಭವವೋ ನಾ ಇದೆ ಜೀವಯೋ. ಪರಮಾತ್ಮನ ನಮಗೂ ಏನಿಲ್ಲ, ಸಮಾನ ಭೋಗ ಪ್ರಾಪ್ತಿ ಇಲ್ಲ. ಗೊತ್ತಾಯ್ತಾ? ಪ್ರೊಫೆಸರ್ ಲೇಟಾಗಿ ಬಂದ, ಇದು ಸ್ಟಾಫು ಲೇಟಾಗಿ ಬಂದ, ಬೈದವರು ವಯಾನು ಲೇಟ್ ಅಂತ. ಅವ್ರು ಭಯಾನು ಲೇಟ್ ಸರ್ ಅವ್ರು ಕೇಳಿದ್ರು. ಮತ್ತೆ ಏನಂತಾರೆ, ಬಂದು ಲೇಟ್ ಅಂದ್ರೆ ಅವ್ರು ಬಿಸ್ಬಿಸ್ ಪಡ್ತಾರೆ. ನನ್ನ ಕೆಲಸಕ್ಕೆ ನೀನೇ ಆಗುತ್ತೆ. ಐ ಆಮ್ ದಿ ಓನರ್ ಆಫ್ ದಿ ಫ್ಯಾಕ್ಟ್ರಿ. ನೀನು ಅಪ್ರಾನೇ ವರ್ಕರ್. ಸೊ ವರ್ಕರ್ಗೂ ಓನರ್ಗೂ ಡಿಫ್ರೆನ್ಸ್ ಇದೆ. ಒಂದೇ ಫ್ಯಾಕ್ಟ್ರಿಯಲ್ಲಿದ್ದಾರೆ. ಸೊ ದೇವರು ಸ್ವತಂತ್ರನಾಗಿ ನಮ್ಮ ದೇಹದಲ್ಲಿದ್ದಾನೆ, ಪರತಂತ್ರರಾಗಿದ್ದೇವೆ. ಆದ್ದರಿಂದ ನಮಗೂ ದೇವರಿಗೂ ಏನು ಬರೋದಿಲ್ಲ, ಸಮಾನ ಭೋಗ ಸಂಬಂಧ ಬರದೇ ಇದೆ. ಎಷ್ಟು ಒಳ್ಳೆ ವಿಚಾರ ಬಂತು ಅಂತ ಅರ್ಥ ಆಯಿತು. ಒಂದೇ ರಥದಲ್ಲಿ ಅರ್ಜುನ ಕೂತಿದ್ರೆ ಕೃಷ್ಣ ಕೂತು, ಒಂದೇ ರಥ. ಅರ್ಜುನಿಗೆ ದುಃಖ, ಕೃಷ್ಣನಿಗೆ ಆನಂದ. ಎಷ್ಟು ವಿಷಯ ಇದೆ. ಪ್ರಹನನ್ನಿವ ಭಾರತ ನಗರ ಅಂತ ಕೃಷ್ಣ ಮಾತಾಡ್ತಾನೆ, ಅರ್ಜುನ ಅಳತಾ ಕೂತಿದ್ದ. ಒಂದೇ ರಥದಲ್ಲಿ ಕೃಷ್ಣಾರ್ಜುನರು ಹೇಗೋ ದೇಹ ಒಂದೇ ರಥದಲ್ಲಿ ಜೀವ ಈಶ್ವರ ಇದ್ದಾರೆ. ಅವರಿಬ್ಬರಿಗೂ ಏನಿಲ್ಲ, ಸಮಾನ ಸುಭೋಗ ಇಲ್ಲ. ಜನ್ಮಾಧ್ಯಕ್ಷೇತಃ ಇತ್ಯುಕ್ತಂ ಭ್ರಾತೃತ್ವಂ ತಯಜ್ಞದೇವ ಸೃಜತ ತತ್ತದತ್ತು ವಿಧ್ರಿಯತ ಸರ್ವಂ ವಾಸ್ತೀತಿ ತದಿ ದೇಹೆ ಅಧಿತಿತ್ವಂ ಇತ್ಯದಿ ದೇಹೆ ಪ್ರತೀಯತೆ. ಭಾಳ ಇಂಪಾರ್ಟೆಂಟ್ ನೋಡಿ. ವಿಷ್ಣುವದು ಏನಂತ ಹೇಳಿದ್ದೀನಿ ನೀವೀಗ, ಓಂ ಅಥಾಥೋ ಓಂ ಜಿಜ್ಞಾಸ ಓಂ ಜನ್ಮಾಧ್ಯಕ್ಷೇತ ಓಂ ಅಂತ ಹೇಳಿದ್ದೀನಿ. ಜನ್ಮಾದಿ ಎಲ್ಲವನ್ನೂ ಜಗತ್ತಿ ಮಾಡ್ತಾನೆ ವಿಷ್ಣು ಅಂತ ಹೇಳಿದೆ. ಉಪನಿಷತ್ ಹೇಳ್ತಾ ಇದೆ ಈ ಅತೃತ್ವ ಎಂಬುದೇವರು ಸಂಹಾರಕತ್ವ. ಎಲ್ಲ ಜಗತ್ತನ್ನು ಕೊಂದು ಹಾಕಬೇಕು ಎಂಬುದನ್ನು ಯಾರು ಮಾಡ್ತಾರೆ ಅಂದರೆ ಅದಿತಿ ಎಂದು ಒಬ್ಬ ದೇವತೆ ಇದ್ದಾಳೆ, ಅವಳು ಮಾಡ್ತಾಳೆ ಅಂತ ಹೇಳ್ತಾರೆ. ನೀವು ಹೇಳ್ತಿರೋದೇನೋ ವಿಷ್ಣು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ನೋಡಿ. ಸರ್ವಮ್ಮ ಅತೀತಿ ತದಿತೇರ ಅದಿತಿತ್ವ. ಅದಿತಿ ಹೆಸರು ಯಾತಕ್ಕೆ ಬಂದಿದೆ, ಅತೀತಿ ಅದಿತಿ ಎಲ್ಲವನ್ನು ತಿಂತಾಳೆ ಅಂತ ಅದಿತಿ ಅಂತ ಕರೆದುಬಿಟ್ಟಿದ್ದಾರೆ. ಅದಿತಿ ಒಬ್ಬ ದೇವತೆ ಜಗತ್ ಸಂಹಾರ ಮಾಡ್ತಾಳೆ ಅಂತ ಹೇಳಿರ್ಬೇಕಾದ್ರೆ ವಿಷ್ಣುವಿಗೆಲ್ಲ ಹೇಳಿದ್ರಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಯಜ್ಞ ದೇವಾಸು ಯಥ ಪುಲ್ಲಿಂಗಂಚ ಊಟಸ್ತು ಅಕ್ಷರ ಉಚ್ಯತೆ ಇತ್ಯಾದಿವತ್ ಅಸ್ತ್ರೋಚ್ಯತೆ. ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದಲ್ಲಿ, ಅದಿತಿ ಎಲ್ಲವನ್ನೂ ತಿಂತಾಳೆ ಅಂತ ಹೇಳ್ಬೇಕಾದ್ರೆ ಅದಿತಿ ಎಂಬುದು ಯಾವ ಲಿಂಗ? ಅದು ಸ್ತ್ರೀಲಿಂಗ. ಸ್ತ್ರೀಲಿಂಗದ ಅವಳು ಬೇರೆ ಅಂತ ಹೇಳ್ಬೋದು, ಅದನ್ನ ಹೇಳೋದಿಲ್ಲ. ಅದಿತಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಅವನು ಗಂಡತೆ ಸ್ತ್ರೀಲಿಂಗ ಉಪಯೋಗಿಸಿದ್ದಾನೆ. ಯಾತಕ್ಕೆ ನೀವೇನು ಹೇಳ್ತೀರಿ ಕೂಟಸ್ಥ ಅಕ್ಷರ ಉಚ್ಯತೆ ಅಂತ ಹೇಳಬೇಕಾದ್ರೆ ಲಕ್ಷ್ಮೀ ದೇವಿನ ಅಕ್ಷರ ಅಂತ ಕರೀತಿ, ಅಕ್ಷರ ಅಂದ್ರೆ ಲಕ್ಷ್ಮೀ ದೇವಿ, ಪುಲ್ಲಿಂಗದ ಶಬ್ದ ಇದೆ. ಏನು ಕಾರಣ ಕೊಟ್ಟಿದ್ದೀರಿ ಅದಕ್ಕೆ? ಪುಲ್ಲಿಂಗ ಏನು ಉಚ್ಯತೆ ಸ್ತ್ರೀತು ಕುಸುಮ ಶಕ್ತಿವತಿ ಯಥ, ಮಹಾಲಕ್ಷ್ಮೀ ದೇವಿ ಸ್ತ್ರೀ ಆದರೂ ಕೂಡ ಬ್ರಹ್ಮರುದ್ರಾದಿ ಪುರುಷರನ್ನು ಮೀರಿಸಿದ ಶಕ್ತಿ ಇರೋದ್ರಿಂದ ಅವರನ್ನ ಪುಲ್ಲಿಂಗದಲ್ಲಿ ಕರೆದಿದ್ದೇವೆ ಅಂತ ಹೇಳ್ತೀರಿ. ಇಲ್ಲೂ ಹಾಗೇನೆ, ಈ ಸ್ತ್ರೀಲಿಂಗದಲ್ಲಿ ಕರೆದಿರೋದು ಆ ಲಿಂಗ ಸ್ವಭಾವ ಅಷ್ಟೇ. ಕೂಟಸ್ಥ ಅಕ್ಷರ ಇತ್ಯಾದಿ ಮತ್ತೆ ಅಸ್ರೋಚ್ಯತೆ, ಅದು ನಿಜವಾದ ಅರ್ಥದಲ್ಲಿ ಬಾಧಕವಾಗೋದಿಲ್ಲ ಅಂತ ಕೇಳಿ ಅದು ಪುತ್ರ ಕೊಡ್ತಾರೆ. ಸರಿಯಲ್ಲ. ಓಂ ಅಸ್ತ ಚರಾಚರ ಗ್ರಹಣ. ಅಸ್ತ ಅಂದ್ರೇನು? ಕಣದಲ್ಲಿ ಅಸ್ತ ಅಂತ ಮಾಡ್ಕೋಬಾರ್ದು. ಅಸ್ತ ಅಂದ್ರೇನು? ಹತ್ತು ಬಿಟ್ಟ ಅಂತ ಹಾಗರ್ಥ ಅಲ್ಲ. ಅಸ್ತ ಅಂದ್ರೇನು? ತಿನ್ನುವವನು ಅಂತಾರೆ, ಎಲ್ಲವನ್ನೂ ತಿಂತಾ ಇದ್ದಾನೆ ಅಂತ ಬಂದಿದೆ. ಎಲ್ಲವನ್ನು ತಿನ್ನೋನು ಯಾರು? ಅಸ್ತ ವಿಷ್ಣುರೇವ ಸರ್ವಗೋ ಅಸ್ತ ನಿಯಂತಾಚ. ಮಣ್ಣಾಕ್ಷದಲ್ಲಿ ಸರ್ವಗೋ ಅಸ್ತ ನಿಯಂತಾಚ, ಸರ್ವತ್ರ ಪ್ರಸಿದ್ಧೋಪದೇಶ ಸರ್ವಗ ಅತ್ತ. ಈ ಅತ್ತ ಚರಾಚರ ಗ್ರಹಣ ಅಲ್ಲಿ ಹೇಳ್ತಾರೆ. ಅತ್ತ ಅಂದ್ರೇನು? ಎಲ್ಲವನ್ನೂ ತಿನ್ನುವವನು ವಿಷ್ಣುವೇ. ಅತ್ತ ವಿಷ್ಣುರೇವ, ಅದಕ್ಕೆ ಚರಾಚರ ಗ್ರಹಣ. ಇಲ್ಲಿ ಸ್ವಲ್ಪ ಏನಾದರೂ ತಿಂದ ಅಂದ್ರೆ ಯಾರು ತಿಂದ ಅಂತ, ಎಲ್ಲ ತಿಂದ ಅಂದ್ರೆ ಯಾರು ತಿಂದಿರ್ಬೇಕು? ವಿಷ್ಣುವೇ. ಎಲ್ಲ ತಿನ್ನೋ ರೀತಿ ಬೇರೆಯವರಿಗಿಲ್ಲ. ಆ ಚರಾಚರ ಗ್ರಹಣ, ಚರ ಅಂದ್ರೇನು? ಚೇತನ. ಅಚೇತನ ಚಾಚರ ಅಂದ್ರೇನು? ಅಚೇತನ. ಚರ ಅಚರ ಗ್ರಹಣ ಸರ್ವಂಬ, ಎಲ್ಲ ಚರಗಳನ್ನು ಎಲ್ಲ ಅಚರಗಳನ್ನು ಕೂಡ ತಿಂದು ಹಾಕುವವನು ಅಂದರೆ ಅದು ವಿಷ್ಣುವಿನ ಲಿಂಗ ಹೊರತು ಬೇರೆಯವರ ಲಿಂಗ ಅಲ್ಲ. ಚರಾಚರ ಗ್ರಹಣ ಅಥವಾ ನಹಿ ಚರಾಚರಸ್ಯ ಸರ್ವಸ್ಯ ಅತೃಪ್ತೋ ಮದಿತೇಹೇ. ಅದಿತಿ ಎಂಬ ಸಾಮಾನ್ಯ ದೇವತೆಗೆ ಎಲ್ಲವನ್ನೂ ತಿಂತಕ್ಕಂಥ ಶಕ್ತಿ ಇಲ್ಲ. ಸೃಷ್ಟ ಪಾಪ ತಥೈವಸ್ತ ನಿಖಿಣಶೈಕ ಏವತು ವಾಸುದೇವ ಪರಸ್ಪುಂಸ ಸೃಷ್ಟ ಪಾತ ತಥೈವ ಅತ್ತ ನಿಖಿಲಶ್ಚ ಏಕ ಏವ. ನಿಖಿಲಶ್ಚ ಸೃಷ್ಟ, ನಿಖಿಲಶ್ಚ ಪಾತ, ನಿಖಿಲಶ್ಚ ಅತ್ತ ಏಕ ಏವ. ಎಲ್ಲರನ್ನ ಸೃಷ್ಟಿ ಮಾಡೋನು, ಎಲ್ಲರನ್ನ ಪಾಲಿಸೋನು, ಎಲ್ಲರನ್ನ ಕೊಲ್ಲೋನು ಒಬ್ಬನೇನೆ. ಯಾರವನು? ವಾಸುದೇವ ಪರವತ್ತು ಪರ, ಸರ್ವೋತ್ತಮನಾದ ವಾಸುದೇವ ಒಬ್ಬನೇ ಎಲ್ಲವನ್ನೂ ಕೆಲಸ ಮಾಡೋನು. ಇತರೆ ಅಲ್ಪಶ್ಯವ ನವ, ಹುಡುಗರೆಲ್ಲ ಸ್ವಲ್ಪ ತಿಂತಾರೆ, ಸ್ವಲ್ಪ ಸೃಷ್ಟಿ ಮಾಡ್ತಾರೆ ಅಷ್ಟೇ, ಹೊರತು ಎಷ್ಟು ಮಕ್ಕಳು ಇವು ಹಿಂದಿನ ಕಾಲಕ್ಕೆ ಎಂಥದ್ದು ಅಂತ ಹೇಳಿದಾಗ ಹೇಳ್ತಿದ್ದೆ, ಈಗ ಆ ರೀತಿ ಯಾರು ಹೇಳೋ ಸಾಧ್ಯ ಇಲ್ಲ. ಎರಡು ಮೂರು ಸ್ಟಾಪ್ ಮಾಡ್ತಿದ್ದಾರೆ. ಅದು ದೇವರಿಗೆ ಎಷ್ಟು ಮಕ್ಕಳು? ಇಡೀ ಜಗತ್ತೆ ಅನಾಧ್ಯಾತ್ಮಿಕ ಎಲ್ಲರೂ ದೇವರ ಮಕ್ಕಳೇ. ಇದು ಹುಡುಗರು ಹೇಳೋ ಶಕ್ತಿ ಇಲ್ಲ. ಎಷ್ಟು ಜನ ಕೊಲ್ಲಬಹುದು? ಒಬ್ಬಿಗೂ ಕೊಲ್ಬಹುದು, ನೂರಾಜನ ಕೊಲ್ಬಹುದು. ಅದಕ್ಕೆ ಕೇಸ್ ಆಗ್ತಾರೆ. ಅವ್ರ ಮೇಲೆ ವಿಷ್ಣು ಎಲ್ಲವನ್ನೂ ಕೊಲ್ತಾನೆ, ಯಾರು ಏನೋ ಮಾಡಾಗಿಲ್ಲ. ಅದಕ್ಕೆ ಸುಪ್ರೀಂ ಮೋಸ್ಟ್ ಎಲ್ಲವನ್ನೂ ಕೊಲ್ಲುವವನು. ಎಲ್ಲವೂ ಎಷ್ಟು ಜನ ಊಟಕ್ಕೆ ಹಾಕ್ತಾರೆ, ಒಂದು ದೊಡ್ಡ ಸಮಾರಂಭ ಮಾಡ್ತಾರೆ, ಹತ್ತಾದ ಊಟಕ್ಕೆ ಹಾಕ್ಬೇಕು. ಹಬ್ಬ ಎಷ್ಟು ಗ್ರೇಟ್ ಅಂತ ಹೇಳ್ತಾರೆ. ಕಷ್ಟ ಯೋಚನೆ ಮಾಡಬೇಕು. ಹತ್ತಿಪ್ಪತ್ತು ಸಾವಿರದಲ್ಲಿ ಒಂದು ದಿವಸ ಊಟಕ್ಕೆ ಗೆಟ್ಟ ಗ್ರೇಟ್ ಅಂತ ಹೇಳ್ತೀರಲ್ಲ, ಒಂದು ದಿವಸ ಊಟ ಹಾಕಿದ್ದಕ್ಕೇನೆ. ಕಲ್ಪ ಕಲ್ಪಗಳಲ್ಲಿ ವಿಶ್ವಜೀವರಿಗಂಡ ಕಲ್ಪಕರು ನೀವಿರಲು ಭ್ರಾಂತಿಯಿಂದ ಅರಾಜ್ಯನಂತ ಕಾಲದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಕೊಟ್ಟು ಒಳ ತಿನ್ನಿಸಿ ಜೀರ್ಣ ಮಾಡಿಸಿ ಮಾಡ್ತಾನಲ್ಲ ಅವನು ಯಾರು ಇರಬೇಕು? ಅವನು ಯಾರೋ ಮಾಡೋ ಕೆಲಸ ಅಲ್ಲ. ವಿಷ್ಣು ಹೊರತು ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಒಮ್ಮೊಮ್ಮೆ ಮಾಡೋದು ಬೇರೆ, ಸ್ವಲ್ಪ ಜನಕ್ಕೆ ಮಾಡೋದು ಬೇರೆ, ಎಲ್ಲರಿಗೂ ಎಲ್ಲ ಕಾಲಕ್ಕೆ ಮಾಡೋದು ಬೇರೆ. ಆದ್ದರಿಂದ ಸರ್ವೋಗೋ ಅತ್ತ ನಿಯಂತಾಚ. ಜಹಗೀರಲ್ಲಿ ದಾನ ಮಾಡ್ತಾನೆ ಅಂದರೆ ಇಂಡಿವಿಜುವಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಮಾಡೋ? ಸರ್ಕಾರ ಮಾಡುತ್ತೆ ಅಂತ, ರಾಜಮಹಾರಾಜರು ಮಾಡ್ತಾರೆ ಅಂತ ಅರ್ಥ ಆಯ್ತು. ರೊಟ್ಟಿ ತಟ್ಟಿದ್ದಾರೆ ಯಾರು ಬೇಕಾದ್ರೂ ಕೊಡ್ತಾರೆ. ಆದರೆ ಗ್ರಾಮಗಟ್ಟಲೆ ಜಹಗೀರು ಕೊಡ್ಬೇಕಾದ್ರೆ ಯಾರಿಗೆ ಸಾಧ್ಯ? ಅದು ಸರ್ಕಾರಕ್ಕೆ ಸಾಧ್ಯ. ಅದು ಎಲ್ಲವನ್ನೂ ತಿಂತಾನೆ ಅಂತ ಹೇಳಿದ ಮೇಲೆ ಯಾರೋ ತಿನ್ನಕ್ಕಾಗೋದಿಲ್ಲ. ಯಾರು ತಿನ್ಬೇಕಾದ್ರೆ ವಿಷ್ಣುವೇ ತಿನ್ಬೇಕು. ಅತ್ತ ವಿಷ್ಣುರೇವ ಚರಾಚರ ಗ್ರಹಣ ಓಂ ಓಂ ಪ್ರಕರಣಾಚ್ಯ ಓಂ ಮತ್ತೆ ಇಲ್ಲಿ ಪ್ರಕರಣ ನೋಡಿ. ಪ್ರಕರಣ ಅಂದರೆ ಕಾಂಟೆಕ್ಟ್. ಇಲ್ಲಿ ಕಾಂಟೆಕ್ಟ್ ಇರೋದೇನು ಯೋಚನೆ ಮಾಡಿ ಅಂತ ಹೇಳಿ. ಹಾಂ, ಅದನ್ನು ವಾಕ್ಯ ಏಕ ಪುರಸ್ತ ಐದಂ ಬಹುವ ಯಾರೋ ಬಹುವ ವರಸ್ಯ ಗೋಪಾಹ ಸಮಪ್ಪೇತಿ ಸಾಂಪ್ರದಾಯೇ ಆಯುಷೇ ಅಸ್ತು ದೇವ ಇತಿ ಶ್ರುತಿ. ಈ ಶ್ರುತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಏಕ ಪುರಸ್ತ ಯತ ಇದಂ ಯ ಇದಂ ಬಹುವ, ಮೊದಲು ಎಲ್ಲರಿಗಿಂತ ಬಂದಿದ್ದವರು ಒಬ್ಬನೇನೆ. ಯಥೋ ಬಹುವ ಎಲ್ಲ ಇವನಿಂದನೇ ಬಂತು. ಭುವನಸ್ಯ ಗೋಪ, ಭುವನದ ರಕ್ಷಕರೆಲ್ಲ ಬಂದಿರೋದು ಇವನಿಂದನೇ. ಯಮಪ್ಪೇತಿ ಭುವನಂ ಸಾಂಪರಾಯ, ಪ್ರಳಯಕಾಲದೊಳಗೆ ಇಡೀ ಲೋಕ ಸೇರೋದಾರನ್ನ ಅವನನ್ನೇ ಅಂತ ಶ್ರೀಹರಿಯು ಈ ಘೃತವನ್ನು ಸ್ವೀಕಾರ ಮಾಡಲಿ, ಆಯುಷ್ಯವನ್ನು ಕೊಡಲಿ ಅಂತ ವೇದ ಮಂತ್ರ ಇದೇ ಶ್ರುತಿ. ಓಂ ಪ್ರಕರಣಾಚ್ಯ ಓಂ, ಇದರ ಅರ್ಥ ಏನು ಬಂತಿದ್ರೊಳಗೆ, ಎಲ್ಲವನ್ನು ಸೃಷ್ಟಿಸುವವನು ಎಲ್ಲವನ್ನು ತಿನ್ನುವವನು ವಿಷ್ಣು ಅಂತ ಬಂದಿರೋದ್ರಿಂದ ಅತ್ತಾಚರಾಚರ ಗ್ರಹಣ, ಇದೆಲ್ಲವನ್ನು ತಿನ್ನುವ ಅದಿತಿ ಅಂದರೆ ಯಾರು, ವಿಷ್ಣುವೇ. ಓಂ ಪ್ರಕರಣಾಚ್ಯ ಓಂ, ಪ್ರಕರಣ ಅಂದರೆ ಕಾಂಟೆಕ್ಸ್ಟ್, ಆ ಕಾಂಟೆಕ್ಸ್ಟ್ ಯಾವುದು ನೋಡಿ, ಅಪ್ತಂ ಮಂತರ ಸೃಷ್ಟಿಯಾದಿನ ಪ್ರಕರಣಾಚ್ಯ ಓಂ. ಇಲ್ಲಿ ಅಪ್ ಸಂವತ್ಸರ ಸೃಷ್ಟಿಯಾದಿನ, ನೀರನ್ನು ಸೃಷ್ಟಿ ಮಾಡ್ತಾನೆ, ತಮ್ಮ ಕಾಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ ಮೇಲೆ ಇದು ಯಾರೋ ಸೃಷ್ಟಿ ಮಾಡೋದಲ್ಲ, ಇದು ಯಾರು ಸೃಷ್ಟಿ ಮಾಡ್ತಾರೆ, ವಿಷ್ಣುವೇ ಸೃಷ್ಟಿ ಮಾಡ್ತಾನೆ. ಕಾಂಟೆಕ್ಸ್ಟ್ ಬಂದಿರೋದು ಹಾಗೆ, ನೇಹಾಸೀತ್ಯನಾಪ್ಯಾರೋರಾಸೀತ್ ಆತ್ಮನೋ ಮನಸಾಕ್ಷೀತ್ ಜನಾರ್ದನ ಜಯಾನಸ್ತಾಸು ಭಗವನ್ ನಿರ್ಮಮೇಂದಂ ಮಹತ್ತರಂ ಸಂವತ್ಸರಂ ನಾಮ ಬ್ರಹ್ಮಾನಂದಯತ್ಪ್ರಭು ಸಮಸ್ಯಾರಾಶ್ಯಂ ಗಾದರಾಶ್ಯಂ ಪ್ರದಾಸೌ ಗುರುರಾವಹಾ ಕೃಪಯಾ ವಿಷ್ಣು ಶಿಖರ್ಮಣ್ಯಯೋಜಯತ್ ಜ್ಯೋತಿಷ್ಯಧ್ರುವನಂ ಸರ್ವಂ ಅಧ್ಯಾರ್ಥಂ ಹರಯೇ ಗುರು ಬ್ರಹ್ಮವೈವರ್ತೇ. ಪ್ರಸಂಗ ನೋಡಿ ಅಂತ ಹೇಳ್ತಾರೆ, ಎಲ್ಲವನ್ನೂ ಸೃಷ್ಟಿ ಮಾಡ್ತಾ ಎಲ್ಲವನ್ನೂ ತಿಂತಾನೆ ಅನ್ನೋ ಪ್ರಸಂಗ ಬಂದಿದೆ ಅಂತ ಹೇಳೋದಕ್ಕೆ ಬ್ರಹ್ಮವಿವರ್ತ ಪುರಾಣದ ಮಾತನ್ನು ಕೋಟ್ ಮಾಡ್ತಾ ಇದ್ದಾರೆ. ದೇಹಾದಿ ಕಿಂಚನಾಖ್ಯಾದು, ಆದಿಯೊಳಗೆ ಇದ್ಯಾವುದೂ ಇರಲಿಲ್ಲ, ಮೃತ್ಯುರಾದಿ ಎಲ್ಲ ಮೃತವಾಗಿ ಹರಿಸ್ತದ. ದೇವರೇನು ಮಾಡಿದಾಗ ಆತ್ಮನಃ ಮನಸ ಅಸ್ತ್ರಾಕ್ಷಿ, ಪರಮಾರ್ಥ ಮನಸ್ ಸಂಕಲ್ಪ ಮಾತ್ರದಿಂದಾನೆ ಅಪಹ ನೀರನ್ನು ಸೃಷ್ಟಿ ಮಾಡಿದ. ಜಯಾನ ಸಾಸು ಭಗವಾನ್, ಅದ್ರ ಮೇಲೆ ಮರೀದ, ನಾರಾಯಣನಾಗಿ ಮರೀದ. ನಿರ್ಮಮೇ ಅಣ್ಣಂ ಮಹತ್ತರ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ತತ್ರ ಸಂವತ್ಸರಂ ನಾಮ ಬ್ರಹ್ಮಾಂಡಂ ಅಸೃತ ಪ್ರಭು, ಸಂವತ್ಸರವನ್ನು ಸೃಷ್ಟಿ ಮಾಡಿದ. ಸಂವತ್ಸರ ಅಂದರೆ ವರ್ಷ ಅಂತ ಕಾಲ ಇದೆ, ಬ್ರಹ್ಮದೇವರು ಅಂತ ಅರ್ಥ. ಸಮ್ಯಕ್ ವರ್ಷಾನ್ ರಮಯತೆ ಇಲ್ಲಿ ಸಂವತ್ಸರ ಅಂತ ಅರ್ಥ ಬರೀತಾ, ಬ್ರಹ್ಮದೇವರು ಸೃಷ್ಟಿ ಮಾಡಿದ. ಆ ಬ್ರಹ್ಮದೇವನ ಏನು ಮಾಡಿದ ತಿಲ್ಲಕ್ಕೆ ಅಂತ ಬರುವಂತ ಬಾಯ್ತೇವೆ. ತಮತ್ತು ವ್ಯಾದದಾರಾಶ್ಯಂ, ಆಗ ಸದಾಸೌ ಉರುರಾವ ಬ್ರಹ್ಮದೇವರ ಹತ್ರ ಅಂತ. ಅಥತಂ ಕೃಪಯಾ ವಿಷ್ಣು, ಆಗ ಬ್ರಹ್ಮದೇವರು ತಿನ್ನಲಿಲ್ಲ ಅವರನ್ನು. ಸೃಷ್ಟಿಕರ್ಮಣಿ ಅಯೋಧ್ಯೆ, ಸೃಷ್ಟಿಕರ್ತ ಮಾಡು ಅಂತ ಹೇಳಿ ಬ್ರಹ್ಮದೇವರು ಏನು ಮಾಡಿದ್ರಾಗ ಯೋಚನೆ ಮಾಡಿದ್ರು, ಇದು ನನ್ನ ತಿನ್ನಕ್ಕೆ ಅಂತ ಬಾಯ್ತೇವೆ, ನಾನು ಅತ್ತೆ ತೋರಿಸು ನಾನು ತಿನ್ನಲಿಲ್ಲ, ಸೃಷ್ಟಿ ಮಾಡು ಅಂತ ಹೇಳಿದ್ದಾರೆ. ನಾನು ಯಾಕೆ ಸೃಷ್ಟಿ ಮಾಡ್ತೇನೆ ಅಂದರೆ ತಿನ್ನಕ್ಕೋಸ್ಕರ ಸೃಷ್ಟಿ ಮಾಡ್ತೇನೆ ಅಂತ. ನಾನು ತಿನ್ಬೇಡಿ ಇನ್ನೊಬ್ರು ಕೊಡ್ತೀವಿ ಅಂತಾರಲ್ಲ ಹಾಕಿ, ಅದಕ್ಕೆ ಸೋ ಅಸೃಜ ಭುವನಂ ಸರ್ವ ಮಧ್ಯಾರ್ಥಂ ಹರೆಯೇ ಬಿಟ್ಟು, ಬ್ರಹ್ಮದೇವರು ಲೋಕದ ಸೃಷ್ಟಿ ಮಾಡಿದ್ದಾರೆ, ಪರಮಾತ್ಮನಿಗೆಲ್ಲ ಹವಿಸ್ತದೆ ಇಷ್ಟು ಕೂಡ ಬರ್ತಾರೆ, ಎಲ್ಲ ದೇವರ ಸಮರ್ಪಣೆ ಮಾಡಿರ್ತಾರೆ. ಇತಿ ಬ್ರಹ್ಮವೈವರ್ತೆ ಇತಿ ಅತೃತ್ವಾಧಿಕರಣಂ ಸರ್ವಾರ್ಥೈಕ ಪರ ಉತ್ಸಾಹ ಸರ್ವಾರ್ಥ ಏಕ ಪರ ಉತ್ಸಾಹ. ಹೀಗೆ ಅತೃತ್ವಾಧಿಕರಣ ಮುಕ್ತಾಯವಾಗಿ ಅರ್ಥ ಆಯ್ತು. ಹಾಗೆ ಒಟ್ಟಿನ ಮೇಲೆ ಇಲ್ಲಿ ಯಾರನ್ನು ತಿಂತಾರೆ ಎಷ್ಟು ತಿಂತಾರೆ ಅನ್ನೋ ಪ್ರಸಂಗ ನೋಡಿದಾಗ ಹತ್ತಿಪ್ಪತ್ತು ರೂಪಾಯಿ ತಿಂದಾದ್ರೆ ಏನರ್ಥ, ಅಟೆಂಡರು ಸರ್ವೆಂಟ್ ಅಷ್ಟೇ, ಇನ್ನೇನಲ್ಲ. ಸಾವಿರಾರು ರೂಪಾಯಿ ತಿಂದರೆ ಕೇಸ್ ವರ್ಕರ್ ಆಗಿರೋ ಚಾನ್ಸ್ ಇದೆ. ಕೋಟಿಗಟ್ಟೆ ತಿಂದರೆ ಮಿನಿಸ್ಟ್ರಿ ಆಗಿರೋದು, ಬೇರೆ ತಿನ್ನಲಿಕ್ಕಾಗುತ್ತೆ. ಕೋಟಿಗಟ್ಟೆ ತಿನ್ಬೇಕಾದ್ರೆ ಬೇರೆ ತಿನ್ನಕ್ಕೆ ಸಾಧ್ಯ ಇಲ್ಲ. ಒಂದು ರಾಜ್ಯನ ತಿಂತಾರೆ ಚೀಫ್ ಮಿನಿಸ್ಟ್ರಿ ಆಗಿದೆ, ಇವತ್ತು ಜಗತ್ತನ್ನೇ ತಿಂತಾರೆ. ಅಂದಮೇಲೆ ಪ್ರಕರಣ ಆಗಿರೋದ್ರಿಂದ ವಿಷ್ಣುವೇ ಹೊರತು ಬೇರೆಯವರಲ್ಲ. ಇದು ಕಾಂಟೆಕ್ಸ್ಟ್ ಅಂತ ಕರೀತಾರೆ. ಇವತ್ತು ರಥದಲ್ಲಿಗೆ ಮಾಡಿರ್ತಾರೆ ಸಾರ್ಥವಂತ ಅಂತ, ಅಲ್ಲಿ ಸಾರಿಗೆ ಏನರ್ಥ ಕಟ್ಟು ಅಂತ, ಈ ಸಾರ ಥರ ಏನು ಸಾರ ಅಂತ ಕರೀತಾರೆ. ಈ ಸಾರ ಕಟ್ಟು ಯಾಕೆ ಪ್ರಕರಣ, ರಸದ ಪ್ರಕರಣ ಬಂದಿರೋದ್ರಿಂದ ಸಾರಿಗೆ ಅರ್ಥ ಅರ್ಥ ಆಯ್ತಾ, ಹುಡುಗಿ ಅರ್ಥ. ಬಟ್ ಬೇರೆ ದಿವಸದಲ್ಲಿ ಸಾರ ಅಂತ ಬಂದುಬಿಟ್ಟು ಯಾಕೆ ಕಟ್ಟು ಬಂದಿ ಅಂತ ಕೇಳ್ತಾರೆ. ರಥ ಇದ್ದ ಕಾರಣ ಅದು ಬೇರೆ ದಿವಸದಲ್ಲೇ ಇದಲ್ಲ, ಯಾಕೆ ಪ್ರಕರಣ ರಥ ಮುದವಿದೆ. ಅದು ಕಾಂಟೆಕ್ಸ್ಟ್ ಅಂದರೆ ಅರ್ಥ ಮಾಡ್ಕೋಬೇಕು, ಯಾವ ಕಾಂಟೆಕ್ಸ್ಟಲ್ಲಿ ಪದ ಬರುತ್ತೆ ಅಂತ ನೋಡಿ ಅರ್ಥ ಮಾಡಬೇಕು ಹೊರತು ಬೇರೆ ಅಲ್ಲ. ಕಾಂಟೆಕ್ಸ್ಟ್ ಇಲ್ಲಿ ಬಂದಿರೋದೇನು, ಸರ್ವವನ್ನು ತಿಂತಾನೆಂಬ ಕಾಂಟೆಕ್ಸ್ಟ್ ಬಂದಿ. ಸರ್ವೋದ್ರದಿಂದ ಕಾಂಟೆಕ್ಟ್ ಒಳಗೆ ಅದಿತಿ ಅಂತ ಯಾರು ಎಕ್ಸ್ಪ್ರೈಸ್ ತಿನ್ನಕ್ಕಾಗೋದಿಲ್ಲ ಸರ್, ಯಾರು ತಿನ್ನಬೇಕೋ ಭಗವಂತನೇ
ತಿನ್ನಬೇಕು.
ಇದೇ ಇದೆ ಅದೇ ಹೇಳ್ತಾರೆ. ಅದಕ್ಕೆ ಏನು ಮಾಡಿದ್ರೆ ಈಗ ಆ ಭಗವಂತನಿಗೆ ಮೊದಲೇ ಹೇಳ್ಬಿಟ್ಟು ಈಗಾಗಲೇ ನಾಮಾತ್ಮಕ ಶಬ್ದ ಸಮನ್ವಯ ಮಾಡಿಬಿಟ್ರೆ. ಈಗ ಲಿಂಗಾತ್ಮಕರ್ಥ ಮಾಡಬೇಕಾಗಿತ್ತು, ಲಿಂಗ ಅಂದರೆ ಸರ್ವವನ್ನು ತಿನ್ನಬೇಕೆ ಎಂಬ ಲಿಂಗ ಈಗ ಅದು ಯಾರಲ್ಲೋ ಇಲ್ಲ, ದೇವರಲ್ಲೇ ಇದೆ, ಬೇರೆಯವರು ಅರ್ಥ ಆಯ್ತಾ. ಈಗ ಅದಕ್ಕೆ ಡಿಫ್ರೆನ್ಸ್ ಏನು ಗೊತ್ತೇನು, ಅಲ್ಲಿ ನಾಮಾತ್ಮಕ ಶಬ್ದಗಳನ್ನು ಹೇಳಬೇಕಾದ್ರೆ ಆ ಹೆಸರು ದೇವರನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಲಿಂಗಾತ್ಮಕ ಹೇಳಬೇಕಾದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ದೇವರಲ್ಲಿ ಮಾತ್ರ ಇದೆ, ಬೇರೆಯಲ್ಲಿಲ್ಲ ಅಂತ. ಅರ್ಥ ಆಯ್ತಾ? ಅಪ್ರೋಚ್ ಬೇರೆ. ಅದು ರಾಮಾತ್ಮಕ, ಇದು ಲಿಂಗಾತ್ಮಕ. ಅದಿತಿ ಬರ್ತಿ ಹೇಳ್ಬೇಕಾಗಿಲ್ಲ, ಅದು ಅದು ಆ ರೀತಿ ಅರ್ಥ ಅದನ್ನೇ ಮಾಡಬೇಕಾದೀಗ. ಅದೇ ವಾಕ್ಯ ತಗೊಂಡ್ಬಿಟ್ಟು ಮೊದಲೇ ಪಾದಕ್ಕೆ ಓದಿಬಿಟ್ರೆ ಏನ್ ಮಾಡ್ಬೇಕಾಗ? ನಾಮಾತ್ಮಕ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಆದಿತ್ಯ ಅಂತ ತಗೊಂಡು ನಾಮಾತ್ಮಕ ಮಾಡಿಬಿಡ್ಬೇಕು. ಇಲ್ಲಿ ಸರ್ವಗತ ತಗೊಂಡ ಲಿಂಗಾತ್ಮಕ ಮಾಡ್ಬೇಕು. ಡಿಫರೆನ್ಸ್ ಗೊತ್ತಾಯ್ತಾ? ಒಂದೇ ಶಬ್ದ ಬಂದ ಎರಡು ರೀತಿ ಮಾಡಕ್ಕೆ ಬರುತ್ತೆ. ನಾಮಾತ್ಮಕತೆಯನ್ನು ಟ್ರೀಟ್ ಮಾಡಿದಾಗ ಮೊದಲನೇ ಪದಕ್ಕೆ, ಲಿಂಗಾತ್ಮಕತೆಯನ್ನು ಟ್ರೀಟ್ ಮಾಡಿದಾಗ ಎರಡನೇ ಪದಕ್ಕೆ. ಉದಾಹರಣೆಗೆ ಹೇಳಿಲ್ಲ, ಈಗ ಯಾರೋ ತಿಂದ್ರು ಅರ್ಥ ಮಾಡ್ಕೊಂಡ ಹೆಸರು ಮಿನಿಷ್ಟು, ಆ ಥರ ಅರ್ಥ ಮಾಡೋದು ಕ್ರಮ. ಇಷ್ಟು ತಿಂದ್ರ ಆಗಿರೋ ಮಿನಿಷ್ಟ್ರಿ ಆಗಿತ್ತು, ಈ ಥರ ತಗೊಂಡು ಇನ್ನೊಂದು ಕ್ರಮ ತಿಳಿತಾ. ಈಗ ಈ ಕ್ರಮದಲ್ಲಿ ನೋಡ್ತಿದ್ದಾರೆ, ಎರಡು ಸೇರ್ಕೊಂಡ್ಬಿಟ್ಟಾಗ ಯಾವ ಎರಡು ಕೊಟ್ಟರು ಪ್ರಾಬ್ಲಮ್. ಯಾವುದು ಯಾವುದು ಲಯ ಅಂದ್ರೆ ಏನಾಗಿದೆ? ಈಗ ಅಲ್ಲಿ ಸರ್ವಗತತ್ವ ಲಿಂಗ ಅಲ್ಲಿ ಮಾಡಿದ್ರು, ಇಲ್ಲೇ ಲಯಕರ್ತೃತ್ವ ಇಲ್ಲಿ ಮಾಡಿದ್ರು ಅರ್ಥ. ಅದಕ್ಕೆ ಸರ್ವಾತೃತ್ವ ಅಂತ ಹೇಳಿ, ಸರ್ವಾತೃತ್ವ ಅಂದ್ರೆ ಲಯ ಅಂದ್ರೆ ಸೃಷ್ಟಿಪಾಲನ ಅದೆಲ್ಲ ಏನ್ ಮಾಡಿದ್ರು ಗೊತ್ತಾ? ಇದೆ ಹಿಂದಿನ ವಾಕ್ಯ ನೋಡಿ, ಅತ್ತಾ ಚರಾಚರ ಗ್ರಹಣ. ಅಲ್ಲೇನ್ ತಗೊಂಡ್ರಿ? ಈಗ ಸರ್ವವನ್ನು ಸಂಹಾರ ಮಾಡುವವನು ತಗೊಂಡು, ಪ್ರಸಂಗವಂತ ಏನ್ ಹೇಳ್ಬಿಟ್ರು? ಸರ್ವವನ್ನು ಸೃಷ್ಟಿ ಮಾಡುವವನು ಎಲ್ಲ ತಗೊಂಡು ಎಕ್ಸ್ಚೇಂಜ್ ಏನ್ ಮಾಡ್ಕೋಬೇಕು ನಾವೀಗ? ಎಲ್ಲೆಲ್ಲಿ ಸರ್ವ ಅಂತ ಬರುತ್ತೋ, ಸರ್ವ ಸೃಷ್ಟಿ, ಸರ್ವ ಪಾಲನೆ, ಸರ್ವಲಯ ಇತ್ಯಾದಿ ಎಲ್ಲೆಲ್ಲಿ ಬಂದರೂ ಕೂಡ ಅದು ಯಾರ ಲಿಂಗ? ಅದು ವಿಷ್ಣುವಿನ ಲಿಂಗ. ಆ ಥರ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಫಸ್ಟ್ ಬಂದಿದ್ದು ಅತೃತ್ವ, ಎಕ್ಸ್ಟೆಂಡ್ ಮಾಡಿದ್ದು ಸರ್ವಕಲಯಕ್ಕೆ, ಫರ್ದರ್ ಎಕ್ಸ್ಟೆನ್ಷನ್ ಸರ್ವಪಾಲನಾದಿಗಳು. ಈ ಮೂರು ಥರ ಸೇಫ್ ಮಾಡಬೇಕು. ಆಗ ಸೂತ್ರ ಎಷ್ಟು ಗಂಭೀರ ಅಂತ ಗೊತ್ತ? ವಿಶ್ವ ವಿಶ್ವತೋಮುಖ ಅಂತ ಹೇಳಿದ್ರಲ್ಲ ಅದೇ ವಿಶ್ವತೋಮುಖ. ಇದು ಅತೃತ್ವಾಧಿಕರಣ ಸರ್ವಾತ್ಸೈಕ ಪರ ಉತ್ಸಾಹಿವಂತವು ಹೇಳ್ತಾರೆ. ಹೃದಯ ವೇದ ಇಬ್ಬರು ಇದ್ದಾರೆ, ಹೃದಯ ವೇದ ಇಬ್ಬರು ಇದ್ದಾರೆ. ಇಷ್ಟೊತ್ತು ಏನು ಹೇಳ್ತಾ ಇದ್ದೇನೆ ನೀವೀಗ? ಏಕೋ ನಾರಾಯಣ ಆಸೀತ್ ಅಂತ ಹೇಳ್ತಾ ದೇವರೊಬ್ಬನೇ ದೇವರೊಬ್ಬನೇ ಅಂತ ಹೇಳಿ ಹೃದಯ ವೇದ ಒಬ್ಬರಿದ್ದಾನೆ ತಿಳ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲಿ ಹೇಳ್ತಾ ಇದ್ದೆ ವೇದ ಇಬ್ಬರು ಇದ್ದಾರೆ ಅಂತ ಹೇಳ್ತಾರೆ, ಕಠೋಪನಿಷತ್ತಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ಗುಹಾ ಪ್ರವಿಷ್ಟವು ಆತ್ಮಾನ ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಬೇಡಿ, ಎರಡೂ ಯಾರಾದರೂ ಎರಡೂ ದೇವರು ಎರಡು ರೂಪಗಳೇ ಹೊರಟು ಬೇರೆ ಅಲ್ಲ. ದೇವರ ಬಗ್ಗೆ ನಿನ್ನೆ ಗುರು ಭೇವನ ಮಾತು ಗೊತ್ತಷ್ಟು ಆಚಾರ್ಯರಿಗೆ ಬಹಳ ಗುರುಗಳಿಲ್ಲ, ಇರೋದೊಬ್ಬನೇ ದೇವರು. ಎಷ್ಟು ರೂಪಗಳು ಬರೇ ರೂಪಗಳನ್ನು ದೇವರಿದ್ದಾರೆ, ಅದಕ್ಕೆ ಗುರು ಅಂತ ಹೇಳಿದ್ದಾರೆ. ನಿಮಗೆ ಉತ್ತರ ಕೊಡಲಿಲ್ಲ. ಅದೇ ರೀತಿಯೇ ಹೃದಯ ಗುಹೆಯಲ್ಲಿ ಇಬ್ಬರಿದ್ದಾರೆ ಅಂತ ಹೇಳಿದರೆ ದೇವರು ಪ್ಲಸ್ ಇನ್ನೊಬ್ಬರು ಯಾರು ಇದ್ದಾರೆ ಅಂತ ತಿಳ್ಕೊಂಡ್ಬಿಡಬೇಡಿ. ದೇವರು ಎರಡು ರೂಪಗಳಿವೆ ಅಂತ. ಗೃಹಂ ಪ್ರವಿಷ್ಟವು ಆತ್ಮಾನ ಹಿ, ಅದಕ್ಕೆ ತನ್ನ ದರ್ಶನ ತೋ ಅಲ್ಲೇ ಬಂದೆ, ಉಪನಿಷತ್ತಲ್ಲೇ ಬಂದಿದೆ ನೋಡಿ ಅಂತ ಹೇಳ್ತಾರೆ. ಗೃಹಂ ಪ್ರವಿಷ್ಟವು ಪಿಬಂತವು ವಿಷ್ಣು ರೂಪೇವಾ, ಗೃಹಗಳು ಇದ್ದು ನಮ್ಮ ಸುಖ ದುಃಖಗಳನ್ನು ನಿಯಂತ್ರಣ ಮಾಡತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ ವಿಷ್ಣು ರೂಪಗಳೇ ಆಗಿವೆ. ಅದು ಧರ್ಮ ಸೂಕ್ತ ಹೇಳ್ತಾರೆ. ಧರ್ಮ ಸಮಂತ ವ್ಯಾಪಕವು ಇತ್ಯಾದಿನ ಸದ್ದರ್ಶನ ತಯೋ ದೃಷ್ಟಿಂ ಅಂತ ಹೇಳಬೇಕಾದ್ರೆ ಇಬ್ಬರಿಗೆ ಅಂತ ಕಷ್ಟ ಬಂತು. ಅಂದರೆ ಇಬ್ಬರು ಕೂಡ ಭಗವದ್ ರೂಪಗಳೇ. ಅವು ಯಾವ್ಯಾವುದು ಅಂದರೆ ಆತ್ಮಾಂತರಾತ್ಮೇತಿ ಹರಿ ಏಕೇ ವದ್ಭಿಧಾಸ್ಥಿತ ವಿಶ್ವೋದಯೇ ನಿತ್ಯಂ ರಸಂ ವಿಭತಿ ಕರ್ಮಜಂ ಸಂಹಿತಾಯ. ಆತ್ಮಾಂತ ಒಂದು ರೂಪ, ಅಂತರಾತ್ಮ ಇನ್ನೊಂದು. ಆತ್ಮಾಂತರಾತ್ಮ ಇತಿ ಹರಿರೇಖ ಏವ ದ್ವಿಧಾಸ್ಥಿತ, ಒಬ್ಬನೇ ಪರಮಾತ್ಮ ಎರಡು ರೂಪದಲ್ಲಿದ್ದಾನೆ. ಹೊಸ ವಿಷಯ, ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಪರಮಾತ್ಮ ಕರ್ಮದ ಸಾರಭೂತವಾದಂಶವನ್ನು ತಾನು ಸ್ವೀಕಾರ ಮಾಡ್ತಾನೆ, ಉಡುತ್ತ ಅವರ ಯೋಗ್ಯತೆ ಕತೆ ಕೊಟ್ಟುಬಿಡ್ತಾನೆ. ಎರಡು ರೂಪದಲ್ಲಿದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೆ? ಇದು ಬೃಹತ್ ಸಂಹಿತಾಯ ಶುಭಂ ಪಿಬಚ್ಚಸೌ ನಿತ್ಯಂ ಆಶುಭಂ ದಾರಿ ಪಿಬೆ ವಿವಳಾನಂದಮಯ ಚಾತ್ಯಾಯತೆ ಕೊಟ್ಟಿದೆ. ದೇವರು ಚಿಂತನೆ ಅಂತ ಬಂದಷ್ಟು ಗಾಬರಿ ಆಗಿಬಿಡುತ್ತೆ. ದೇವರು ತಗೋತಾರ ಅಂದರೆ ಶುಭಂ ಪಿಬಚ್ಚಸೌ ನಿತ್ಯಂ. ದೇವರು ಯಾವಾಗಲೂ ಎಂಥವನು ಸಾರಗ್ರಾಹಿ, ಆ ಸಾರವನ್ನು ಸ್ವೀಕಾರ ಮಾಡೋದಿಲ್ಲ. ದೇವರು ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ನಾಶುಭಂ ಸಹ ಹರಿಸ್ತಿವೆ, ಅಶುಭವನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಪೂರ್ಣಾನಂದಮಯ ಚಾತ್ಯ ಏಕಾದ ಜಾಯದೇ ಕೊಟ್ಟಿದ್ದಾರೆ ಗುಣಾರಂಭಮೈನಾದ ಒಂದು ರೀತಿ ನಮಗೆ ಅರ್ಥನೇ ಆಗೋದಿಲ್ಲ, ವಿಚಿತ್ರವಾದದ್ದು. ಸ್ವಲ್ಪ ಯೋಚನೆ ಮಾಡಬೇಕು. ನಾವು ದೇವರಿಗೆ ಏನೋ ಕೊಟ್ಟರು ಕೂಡ ಎಲ್ಲ ತಗೊಳ್ಳೋದಿಲ್ಲ. ದೇವರು ಯಾವ್ದು ತಗೊಳ್ತಾನೆ? ಶುಭವಾದ ಭಾಗ ಮಾತ್ರ ತಗೊಳ್ಳೋದು, ಅಶುಭವಾದ ತಗೊಳ್ಳೋದಕ್ಕೆ. ಆ ಲೋಕದಲ್ಲಿ ಕಂಡಿದೆ, ಯಾರೊಬ್ಬರು ಬಾಳೆಹಣ್ಣು ಕೊಡ್ತಾರೆ, ಅವ್ರ ಎದುರಿಗೆ ಏನು ಮಾಡ್ತಾರೆ? ಆ ಸಿಪ್ಪೆ ಬಿಸಾಗಿ ತಗೊಂಡು, ಅರ್ಥ ಆಯ್ತಾ? ಅದು ಏನು ತಗೊಂಡ್ರು? ಸಾರ ತಗೊಂಡು ಕೊಟ್ಟಿದ್ದು ಇಡೀ ಹಣ್ಣು. ತಿಂದಿದ್ದ ಮಾತ್ರ ಇಡೀ ಹಣ್ಣು ತಿಂದಿಲ್ಲ. ಎಷ್ಟು ತಗೊಂಡ್ರು? ಸಾರ ಮಾತ್ರ ತಗೊಂಡು ಕೊಟ್ಟವ್ರು ಏನು ಮಾಡ್ತಾರೆ? ಅದನ್ನ ಆಕ್ಷೇಪ ಎಂದ್ರೆ ಬಹಳ ಸಿಪ್ಪೆ ತಗೊಂಡು ತಿನ್ಬೇಕಾಗಿತ್ತು ಅಂತ ಕೆಲವರು. ಸಿಪ್ಪೆ ಬಿಸಾಕಿದ್ದಕ್ಕೆ ಕರೆಕ್ಟ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇವರು ನಾವು ಏನೇ ಇಟ್ಟರು ಕೂಡ ಶುಭ ಭಾಗ ಮಾತ್ರ ತಗೋತಾನೆ ಹೊರತು ಅಶುಭ ಭಾಗ ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಈಗ ಆದ್ರೆ ಪ್ರಾಣಿಗಳು ಏನು ಮಾಡುತ್ತೆ? ಸಿಪ್ಪೆ ತಗೊಂಡು ಪ್ರಾಣಿಗಳು ಸಿಪ್ಪೆ ತಿಂದಾಕ್ತದೆ, ಸಿಪ್ಪೆ ಸಮೇತ ತಿಂದು. ಅಂದರೆ ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರು ನಿಸ್ಸಾರವಾದ ಪದಾರ್ಥ ತಗೊಳ್ತಾರೆ, ಯಾರಿಗೆ ತಿಳುವಳಿಕೆ ಇದೆ ಅವರು ಪ್ರಸಾರ ಮಾತ್ರ ತಗೊಳ್ತಾರೆ. ದೇವರು ಸರ್ವಜ್ಞನಾದ್ದರಿಂದ ಯಾವಾಗಲೂ ಏನು ತಗೊಳ್ಳೋದಿಲ್ಲ, ಆಸಾರ ತಗೊಳ್ಳದೆ. ಇದರಿಂದ ಏನು ಮಾಡಬೇಕು ನಾವೀಗ? ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಈರುಳ್ಳಿ ಬೆಳ್ಳಿ ದೇವರಿಗೆ ಇಟ್ಟರು ಕೂಡ ದೇವರು ಸ್ವೀಕಾರ ಮಾಡ್ತಾ ಶುಭ ಮಾಡ್ತಾನೆ ಅದನ್ನು ಪರವಾಗಿಲ್ಲ ಅಂತ ತಗೋಬಾರ್ದು. ದೇವರು ಶುಭವನ್ನೇ ತಗೊಳ್ತಾನೆ. ಅದರಿಂದ ಟು ದಿ ಬೆಸ್ಟ್ ಆಫ್ ಅವರ್ ನಾಲೆಜ್ ಏನು ತಗೋಬೇಕು? ಯಾವಾಗಲೂ ಶುಭ ಪದಾರ್ಥನೇ ತಗೋ, ಶುಭ ಪದಾರ್ಥನೇ ತಗೊಂಡ್ಬಿಟ್ಟು ದೇವರು ಅರ್ಪಣೆ ಮಾಡಬೇಕು. ಅದರಲ್ಲೂ ಸಾರ ದೇವರು ತಗೊಳ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಶುಭ ಪದಾರ್ಥವನ್ನೇ ದೇವರಿಗೆ ಇಡಬೇಕು, ಸಾರವನ್ನು ದೇವರು ತಗೊಳ್ತಾರೆ. ಅಶುಭ ಪದಾರ್ಥ ಇಲ್ಲೇ ಬರ. ಈಗ ನಮಗೆ ಅಶುಭ ಅಂತ ಗೊತ್ತಾಗಿ ಹೇಳೋದ ಪ್ರಶ್ನೆ ಏನು ಬಂತು? ಈಗ ಅರ್ಥ ಆಯ್ತಾ? ಈಗ ನಮಗೆ ಅಶುಭ ಅಂತ ಗೊತ್ತಾಗಿ ಇಡೋ ಪ್ರಶ್ನೆ ಇಲ್ಲ. ಆದರೆ ನಮಗೆ ಶುಭ ಅಂತ ಗೊತ್ತಿದ್ರೂ ದೇವರು ಇನ್ನೂ ಶುಭ ಅಂತ ತಗೊಳ್ತಾರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಷಿದ್ಧ ಪದಾರ್ಥಗಳು ಎಂದೂ ದೇವರನ್ನ ಆರಾಧನೆ ಮಾಡಬಾರ್ದು. ಅದಕ್ಕೆ ಆಚಾರ ಬೆರೀತಾರೆ. ಪತ್ರಂ ಪುಷ್ಪಂ ಫಲಂ ತೋ ಎಂಬಂತ ಗೀತಾ ಇದೆ ಬಂದಾಗ ಯಾವುದೋ ಹೂವು ಯಾವುದೋ ಹಣ್ಣು ತಿಳ್ಕೊಂಡ್ಬಿಡಬೇಡಿ. ಮತ್ತು ಅವಿಹಿತ ಪತ್ರ ಆದಿ ಅಂತ ಹೇಳಿ ನಿಷಿದ್ಧವಾದ ಹೂವು ನಿಷಿದ್ಧವಾದ ಎಲೆ ಬರೋದು ಯಾವುದನ್ನು ದೇವರಿಗೆ ಹಾಕಬಾರ್ದು, ದೇವರು ತಗೊಳ್ಳೋದಿಲ್ಲ ಅಂತ ಹೇಳಿ. ಅದರಿಂದ ಅಶುಭ ಪದಾರ್ಥಗಳನ್ನ ತೊಡಲೇಬಾರ್ದು. ಶುಭ ಪದಾರ್ಥಗಳ ಒಳಗೆ ಸಾರಭೂತವಾದ ತಗೊಳ್ತಾನೆ. ಕೆಲವು ಹಣ್ಣು ತೊಡಲೇಬಾರ್ದು. ಪಿಪಾಯಿ ಹಣ್ಣು ದಾನ ಮಾಡಿದ್ರು ತಗೊಳ್ಳಿ ಅಂತ ಕೊಡಲೇಬಾರ್ದು. ಆದರೆ ಬಾಳೆಹಣ್ಣನ್ನು ಕೊಟ್ಟ, ಅದಕ್ಕೆ ಎರಡು ಭಾಗ ಇದೆ, ಸಾರ ಅಸಾರ ಅಂತ. ಅದರಲ್ಲಿ ಟೋಟಲಿ ಅಸಾರ, ಇದು ಎರಡು ಭಾಗ ಇದೆ. ಈ ದ್ರಾಕ್ಷಿ ಹಣ್ಣು ಕೊಟ್ಟರೆ ಏನು ಮಾಡ್ತಾರೆ? ಸೀಡ್ಲೆಸ್ ಕೊಟ್ಟರೆ ಇಡೀ ತಿನ್ಬಿಡಲ್ಲ. ಅಲ್ಲಿ ಏನಿಲ್ಲ, ವೇಸ್ಟೇಜ್ ಇಲ್ಲ. ಈ ಥರ ಅನೇಕ ಚಪ್ಪ ತಗೊಂಡ್ಬಿಟ್ಟಾಗ ದೇವರು ಎಂಥ ಗ್ರಾಹಿ ಆಗ್ತಾನೆ? ಶುದ್ಧ ಸಾರಗ್ರಾಹಿ ಮಾತ್ರ ಆಗ್ತಾನೆ. ಏನು ಏನ ಅದು ಮುಂದೆ ಬರುತ್ತೆ, ಅವಸರ ಬೇಡ, ಮುಂದೆ ಬರುತ್ತೆ. ಅಲ್ಲಿ ಬಂದ ಅದು ಪ್ರಸಕ್ತಿ ಎಲ್ಲ ಇದೆ ಅಂತ ಕಾಫಿ ನಿಷಿದ್ಧ. ಸೈಂಟಿಸ್ಟ್ ಕೇಳಬೇಕು, ಅವರೇ ಏನು ಹೇಳ್ತಾರೆ? ಒಂದು ಪೇಪರಲ್ಲಿ ಬರುತ್ತೆ, ತಗೊಳ್ಬೇಡಿ ತಗೊಳ್ಬೇಡಿ ಅಂತ ಬರುತ್ತೆ. ಕೆಲವು ತಗೊಳ್ಳಿ ಪರವಾಗಿಲ್ಲ ಸರ್, ಲೈಟಾಗಿ ತಗೊಳ್ಳಿ ಅಂತ ಕೊಡ್ತಾರೆ. ತಗೊಳ್ಬೇಡಿ, ಲೈಟಾಗಿ ತಗೊಳ್ಳಿ, ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಯಾವಲಾರು ತಗೊಳ್ಳಿ. ಈಗ ಹೇಳೋದ್ರಿಂದ ಅವರಲ್ಲೇ ಒಂಬತ್ತ ಇದೆ ಅವ್ರಿಗೆ. ಸ್ವಲ್ಪ ಮಾದಕವಾದ್ರಿಂದ ನಿಷಿದ್ಧ ಬಿಟ್ಟು ಸೇರಿ. ಆದರೆ ಮದ್ಯಾರಿಗಳಂತೆ ತಾಮಸ ಅಲ್ಲ, ರಾಜಸ ಅಂತ ಹೇಳ್ತಾರೆ. ಆಸೆ ರಾಜಸ ಇದೆ, ಪೂರ್ತಿ ಸಾತ್ವಿಕವರು ಅಲ್ಲ, ಪೂರ್ತಿ ತಾಮಸವರು ಅಲ್ಲ. ಇನ್ನು ಬಿಟ್ಟು ದೇವರೇವರ ಪುಣ್ಯಕ್ಕೆ ಯಾರು ಇಟ್ಟಿಲ್ಲ, ಇವರು ಇಟ್ಟಿಲ್ಲ. ಶುಭ ಅಲ್ಲ, ಪೂರ್ತಿ ಶುಭ ಸಾತ್ವಿಕವಾದ್ರೆ ಇಡಬಹುದು, ಪೂರ್ತಿ ಸಾತ್ವಿಕ ಅಲ್ಲ ಅದನ್ನೇ ಇಲ್ಲ ಕೊಡೋದು. ಅದು ಈವನ್ ಸೈಂಟಿಫಿಕಲಿ ಸ್ಟಿಮ್ಯುಲೇಟ್ ಮಾಡೋದು, ಸ್ಟಿಮ್ಯುಲೇಟ್ ಮಾಡೋದು ಒಂದು ವಿಚಿತ್ರ, ಅದು ದೋಷ. ಸ್ಟಿಮ್ಯುಲೇಟ್ ಮಾಡಬಾರ್ದು, ಸ್ಟಿಮ್ಯುಲೇಟ್ ಮಾಡೋದು ದೋಷ ಆದ್ರಿಂದ ಮಾಡೋದು. ಅರ್ಥ ಆಯ್ತಾ? ಯಾವುದು ಸಾತ್ವಿಕ ಪದಾರ್ಥ ಸ್ಟಿಮ್ಯುಲೇಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅರಿ ಏನ ನಾಲ್ಕು ಗೊತ್ತಾಗಲಿ. ಅದಕ್ಕೆ ಏನು ಹೇಳಿದ್ರು ದಾಸರು? ತನು ಚತುಷ್ಟಯಗಳು, ಎಲ್ಲ ದೇಹಗಳು ಪರಮಾತ್ಮ ಇದೆ. ಅಲ್ಲೇ ಉತ್ತರ ಇದೆ, ಎಲ್ಲರಲ್ಲೂ ಪರಮಾತ್ಮ ಇದೆ. ಎಲ್ಲಿ ಬಿಟ್ಟರು ಅದು ಜಡ್ಡ ಬಿಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಬಟ್ ಉಪಾಸನೆ ಮಾಡ್ಬೇಕಾದ್ರೆ ಏನಿರ್ತಾರೆ ದೇವರು? ಸ್ವರೂಪ ಎಲ್ಲೆಂದಿನ ಹೃದಯ ಬೇಕಾದ್ರೆ ಸ್ವರೂಪ ದೇ ಆಗ್ತಾನೆ ಅಂತ. ಇರೋದು ಮಾತ್ರ ಎಲ್ಲ ಕಡೆ ಇಲ್ಲ, ವಾಸುದೇವ ಸಂಕಟ ಪ್ರಸಿದ್ಧ ಅದ್ಭುತ ರೂಪಗಳಿಂದ ಎಲ್ಲ ಕಡೆ ಇಲ್ಲ. ಸದ್ದರ್ಶನ ಅಂತ ಉಪನಿಷತ್ತಿನ ದರ್ಶನ ಅಂತ ಎಲ್ಲೆಲ್ಲಿ ಬರುತ್ತೋ ಉಪನಿಷತ್ತಿನ ವಾಕ್ಯ ಹಾಗೆ ಇದೆ ಅಂತ. ಉಪನಿಷತ್ತಿನ ವಾಕ್ಯ ರೆಫರ್ ಮಾಡೋದು ಶ್ರುತಿ ಅಂತ ಕೊಟ್ಟಿದ್ದ. ಕೃತಿ ಅಂದರೆ ಪೌರುಷೇಯ ವಾಕ್ಯ, ದರ್ಶನ ಅಂತಂದರೆ ಶ್ರುತಿ ವಾಕ್ಯ ಅಂತ. ಶ್ರುತಿ ವಾಕ್ಯ ಹಾಗೆ ಇದೆ. ಶುಭಂ ವಿಭತ್ಯಸೋ ನಿತ್ಯಂ ನಾಶುಭಂತು ಸರಿ ನಾಶುಭಂ ಸರಿ ಶುಭೇ ಪೂರ್ಣಾನಂದಮಯಸ್ಯಾಸ್ಯ ಚೇತ್ತಾನ ಜ್ಞಾಯತೆ ಪಶಿ ಸ್ಥಿತಿ ಪಾತ್ಮೆ ಯೋ ವೇದರಹಿತಂ ಗುಹಾಯಾ ನಿಷಿದ್ಧಂ ನಿಷಬ್ದೇನ ದರ್ಶಯತಿ. ಜೊತೆಗೆ ದರ್ಶಯತಿ ಯೋ ವೇದರಹಿತಂ ಗುಹಾಯಾಂ ಹಿಂದೆ ಬಂದಿದೆ. ಹೃದಯ ಗುಹೆಯಲ್ಲಿರ್ತಕ್ಕಂಥವನು ನಾರಾಯಣ ಅಂತ ಹೇಳಿದ ಮೇಲೆ ಅಲ್ಲಿ ಸಿಂಗ್ಯುಲರ್ ಉಪಯೋಗಿಸ್ರಿ, ಪ್ಲೂರಲ್ ಉಪಯೋಗಿಸ್ರಿ, ಏನೇ ಉಪಯೋಗಿಸ್ರಿ, ಒಬ್ಬನೇ ಪರಮಾತ್ಮ ಅಂತ ಹೇಳಿ ವಾಪಸ್ ತಗೊಂಡ್ರೆ ಓ ವಿಶೇಷಣಾಚ್ಯ ಓ ವಿಶೇಷ ಅಧ್ಯಕ್ಷರು ಬೇರೆ ಹಾಕಿದ್ದಾರೆ ಏನಂತ ಎಷ್ಟೇತು ಅಕ್ಷರಂ ಬ್ರಹ್ಮ ತತ್ಪರಂ ನೀ ಪರಮಾತ್ಮ ಎಂಥವನು ಯಾರ್ತನ ಆರಾಧನೆ ಮಾಡ್ತಾರೋ ಅವರಿಗೆ ಸೇತುವೆಯಾಗಿದ್ದಾನೆ. ಯಾವುದು ಸೇತುವೆಯಾಗಿದ್ದಾನೆ? ಸಂಸಾರ ಸಮುದ್ರ ದಾಟಿಸ್ತಕ್ಕಂಥ ಸೇತು ಆಗಿದ್ದಾನೆ. ಬಹಳ ಇಂಪಾರ್ಟೆಂಟ್. ಇತಿ ಪೃಥಕ್ ಗೊತ್ತು ಗುಣ ಗುಣ ಸತ್ಯ ಶಕ್ಯಂತೆ ಅಭಿತತ್ವತಃ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇ. ದೇವರ ಗುಣ ಅನಂತಾನಂತ ಗುಣಗಳು ಎಲ್ಲ ಒಂದೊಂದೇ ಹೇಳಕ್ಕೆ ಯಾಕೆಲ್ಲ ಆಗೋದೇ ಇಲ್ಲ. ಆ ಗುಣ ಈ ಗುಣ ಅಂತ ಹೇಳಿ ಕೊನೆಗೆ ಹೇಳಿಬಿಟ್ಟು ಯಥೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇ. ಬ್ರಹ್ಮ ಅಂತ ಹೇಳಿಬಿಟ್ಟು ಎಲ್ಲ ಗುಣ ಹೇಳಿದಾಗ ಅದಕ್ಕೆ ಬ್ರಹ್ಮಶಬ್ದಕ್ಕೆ ಅರ್ಥ ಏನು ಗೊತ್ತೇನು? ಬೃಹಂತೋಹಿ ಅಸ್ಮಿನ್ ಗುಣ, ಯಾರಲ್ಲಿ ಎಲ್ಲ ಗುಣಗಳು ತುಂಬಿದೆ ಅವನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂತ ಏನಾಯ್ತು ಅಲ್ಲಿಗೆ? ಪೂರ್ಣ ಅಂತ, ಸರ್ವಗುಣ ಪೂರ್ಣ ಅಂತ. ಬ್ರಹ್ಮಶಬ್ದ ಬಂದರೆ ವಿಕಲ್ಪಿಂಗ ಮಡ್ಡು ಬಡಿ ಅಂತ ಹೇಳ್ತಾರೆ. ಎಡಿಗೆಯಲ್ಲಿ ಭೂಮ ಮಡ್ದು ಅಂತ ಕರೀತಾರೆ. ಭೂಮದಲ್ಲಿ ಒಂದೆರಡು ಆಗಿದ್ರೆ ಭೂಮ ಅಂತ ಕರೆಯೋದಿಲ್ಲ. ಭೂಮದಲ್ಲಿ ಎಷ್ಟಿರಬೇಕು? ಎಲ್ಲ ತುಂಬಿಹೋದು, ಗೊತ್ತಾಯ್ತಾ? ಅದೇ ರೀತಿಯ ದೇವರು ಬ್ರಹ್ಮಶಬ್ದ ವಾಚನ ಹೇಗಿದ್ದಾನೆ? ಸರ್ವಗುಣ ಪೂರ್ಣನಾಗಿದ್ದಾನೆ. ಅಲ್ಲಿ ಭೂಮಕ್ಕೆ ಬಡಿಸಿ ಅಂತಕ್ಕಂಥ ಎಲ್ಲ ಬಡಿಸಿ ಅಂತ ಹೇಳಬೇಕಾಗಿಲ್ಲ. ಭೂಮಶಬ್ದ ಹೇಳದೆ ಅದನ್ನು ಬ್ರಹ್ಮ ಅಂತಕ್ಕಂಥ ಏನಾಯ್ತು ಅಲ್ಲಿಗೆ? ಅದಂತಾನಂತ ಗುಣಗಳ ಪರಿಪೂರ್ಣ ಅಂತಾನೆ. ತದೇ ತಸ್ಮಾತ್ ಬ್ರಹ್ಮಶಬ್ದೋ ಎಂ ಗುಣೋರೇವ ವಿಶೇಷಣ ಅಮಿತಾಹಿ ಗುಣಾ ಯಸ್ಮಾತ್ ಸಮೃತೇ ವಿಭು ಪಾತ್ಮೇ. ಆದ್ದರಿಂದ ಅಯಂ ಬ್ರಹ್ಮಶಬ್ದ, ಈ ಬ್ರಹ್ಮಶಬ್ದವು ವಿಷ್ಣೋರೇವ ವಿಶೇಷಣ. ಎಲ್ಲಾರು ಬ್ರಹ್ಮಶಬ್ದ ಬಂತು ಅಂದರೆ ಅದು ವಿಷ್ಣುವಿನ ತಿಳ್ಕೊಂಬೋದು. ಸೂತ್ರ ಅಂತಕ್ಕ ಬ್ರಹ್ಮಸೂತ್ರ ಹೇಗೋ ಬ್ರಹ್ಮ ಅಂದರೆ ಯಾರು? ಪರಬ್ರಹ್ಮ ಅಂತಾನೆ. ಅವಿತಾಹಿ ಗುಣ ಯಸ್ಮಾತ್ ನಾನೇಷಾಂ ಸಮೃತೆ ವಿಭುಂ ಇತಿ ಬ್ರಾಹ್ಮೆ. ಪರಮಾತ್ಮನ ಹೊತ್ತು ಬೇರೆ ಯಾರ ಗುಣಗಳು ಎಂಥದ್ದು ಲಿಮಿಟೆಡ್. ದೇವರ ಮಾತ್ರ ಗುಣಗಳು ಎಂಥ ಗುಣಗಳು? ಅಮಿತ ಅಂದರೆ ಅನ್ಲಿಮಿಟೆಡ್. ನಚ ಜೀವೇ ಸಮನ್ವಯೋ ಅಭಿಧೀಯತೆ. ಈ ಪ್ರೈವೇಟ್ ವೆಹಿಕಲ್ ಕರಿ ಅಂತ ಹಾಕಿರ್ತಾರೆ ಮುಂದೆ ಲಿಮಿಟೆಡ್ ಅಂತ, ಕಂಪನಿ ಲಿಮಿಟೆಡ್ ಅಂತ. ಅದು ಅರ್ಥ ಏನು ಅದಕ್ಕೆ? ಇಟ್ ಹ್ಯಾಸ್ ಗಾಟ್ ಲಿಮಿಟೇಷನ್ ಅಂತ. ಗೌರ್ಮೆಂಟ್ ಇದು ಲಿಮಿಟೇಷನ್ ಹಾಕೋದಿಲ್ಲ. ಅದಕ್ಕೆ ಇಟ್ ಇಸ್ ಆಲ್ ದೇವರು ಎಲ್ಲೆಲ್ಲಿ ಬರ್ತಾರೋ ಅಮಿತ. ದೇವರು ಬಿಟ್ಟು ಉಳಿದವರಿಗೆಲ್ಲ ಎರಡೂ ಮಿತ. ನಚ ಜೀವೇ ಸಮನ್ವಯೋ ಭೀನೀಯತೆ. ಹೌದು, ಬ್ರಹ್ಮಚಂದ್ರ ವಿಶೇಷ ಇರೋದ್ರಿಂದಾಗಿನೇ ಈ ಗುಣ ಪ್ರವೇಶವು ಆತ್ಮಾನವು ಯಾರಾಗಿರಬೇಕು? ವಿಷ್ಣುವೇ ಆಗಿರ್ಬೇಕು, ಬೇರೆ ಆಗಬೇಕು ಅಂತ ಇದೆ. ನಚ ಜೀವೇ ಸಮನ್ವಯೋ ಅಭಿನೀಯತೆ. ಜೀವನದಲ್ಲಿ ಸಮನ್ವಯ ಮಾಡಿಲ್ಲ. ಯಾರು ಸಮನ್ವಯ ಮಾಡ್ತಿದ್ದಾರೆ? ಈಗ ಬ್ರಹ್ಮದಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ದೇರ್ಫೋರ್ ಇದು ಸಮನ್ವಯ ಮಾಡಲ್ಪಟ್ಟ ಗುಹ ಪ್ರವಿಷ್ಟವು ಆತ್ಮ ಅನ್ನೋದು ಅಂತ ಹೇಳಬೇಕಾದ್ರೆ ಎರಡೂ ಆತ್ಮಗಳು ಪರಮಾತ್ಮನೇ ಆಗಿದ್ದಾರೆ. ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂ ಹಿತ ಸತ್ಯಂ ಹಿತ ಹಲವಾರು ಗಣ್ಯೋ ಹರಿವಾರು ಗಣ್ಯ ಹರಿವಾರು ಗಣ್ಯ ಬಾಲವೇಶ್ವರಿ ಬಾಲವೇಶ್ವರಿ ಆಚಾರ್ಯ ವಾಚ್ ಬಹಳ ಪ್ರಿಯ. ಅದೇ ಕಡೆ ಕೋಟ್ ಮಾಡ್ತಾರೆ ಪಾಠಾಂತರ ವೈದ್ಯ ಸ್ಥಿತಿ ಅಂತ ಪಾಠಾಂತರ. ಈ ಬಾಲ್ಯವೇ ಸ್ಥಿತಿ ಅಂತ ಈ ಪಾಠ ಕೆಳಕೊಟ್ಟಿದೆ. ಇದು ಪಾಠಾಂತರ ಅಂತ ಕೆಳಕೊಟ್ಟಿದೆ. ಇದು ಬಾಲ್ಯವೇ ಸ್ಥಿತಿ ಅಂದರೆ ಆತ್ಮ ಸತ್ಯ ಜೀವ ಸತ್ಯ ಭೇದ ಸತ್ಯ ಭೇದ ಸತ್ಯ ಭೇದ ಸತ್ಯ ಎಷ್ಟು ಹೇಳ್ತಾ ಇದೆ. ಇಂಥ ಉಪನಿಷತ್ತನ್ನು ತೆಗೆದುಬಿಟ್ಟು ಅದ್ವೈತ ಹೇಳಿದ್ರೆ ಹೇಗಾಗುತ್ತೆ? ಈಗ ಉಪನಿಷತ್ತಾಗಿ ಸತ್ಯಭೇದ 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 ಅಂತ ಹೇಳಿದ ಮೇಲೆ ಅದನ್ನೇ ದಾಸು ಸತ್ಯ ಜಗಕ್ಕಿದ್ದು ಪಂಚಭೇದವು ಅಂತ ಹೇಳಬೇಕಾದ್ರೆ ಸತ್ಯ ಅಂತ ಪದ ಇಲ್ಲದೆ ಇಟ್ಕೊಂಡ್ರು. ಉಪನಿಷತ್ ಹೇಳ್ತಾ ಇದೆ ಭೇದ ಸತ್ಯ ಭೇದ ಸತ್ಯ ಭೇದ ದ್ವೈತ ಸತ್ಯ ದ್ವೈತ ಸತ್ಯ ದ್ವೈತ ಸತ್ಯ ಅಂತ. ಅದ್ವೈತಕ್ಕೆ ವಿರುದ್ಧವಾದ ಮಾತುಗಳವೆಲ್ಲ ಆತ್ಮಾಹಿ ಮೈವಾರ ಒಳ್ಳೆ ಶಬ್ದಕ್ಕೆ ಆಚಾರ ಅಲ್ಲೇ ಅರ್ಥ ಹೇಳ್ತಾರೆ ಅವರೊಳಗೆ ವಿಶ್ವಸನಿಯೊಳಗೆ ಆರೋಗ್ಯ ನಾ ವರಣೀಯ. ಅದು ದೋಷಗಳಿಂದ ಗ್ರಾಹ್ಯನಾದವನಲ್ಲ ಪರಮಾತ್ಮ. ದೋಷಗಳಿಗೆ ಸಿಗೋದಿಲ್ಲ. ಯಾರಿಗೆ ಸಿಕ್ಕ ಮಡಿಯ ಮೈರಿಗೆಯವರಿಗೆ ಎಂಟ್ರಿ ನಿಂತಲ್ಲ ಮೈರಿಗೆಯವರು ಗರ್ಭಗಳು ಬರಬಾರ್ದು ಅಂತ ಹೇಗೆ ಹೇಳ್ತಾರೋ ದೋಷಗಳಿಗೆ ಪರಮಾತ್ಮ ಸಿಗೋದಿಲ್ಲ. ಗೊತ್ತಾಯ್ತಾ? ಯಾರಿಗೆ ಸಿಗ್ತಾರೆ ಯೋಗ್ಯರಿಗೆ ಸಿಗ್ತಾರೆ. ಮೈವಾರವಣ್ಯ 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 ದೋಷಗಳು ಸಿಗೋದಿಲ್ಲ ಸಿಗೋದಿಲ್ಲ ಸಿಗೋದಿಲ್ಲ. ಅದು ಆತ್ಮ ಹಿ ಪರಮಸ್ವತಂತ್ರ ಗುಣ ಜೀವ ಅಲ್ಪಶಕ್ತಿ ಅಲ್ಪತಂತ್ರೋ ಅವರ ನಿಜ ಬಲ್ಲವೇ ಸ್ಥಿತಿ ಕಂಪೇರ್ ಮಾಡ್ತಾರೆ. ಆತ್ಮ ಹಿ ಪರಮಸ್ವತಂತ್ರ ದೇವರು ಪರಮಸ್ವತಂತ್ರ ಅಧಿಗುಣ ಎಲ್ಲ ಗುಣಗಳ ಮೇಲಿದ್ದಾರೆ. ಜೀವು ಅಲ್ಪಶಕ್ತಿ ಅಸ್ವತಂತ್ರ ಅವರ ಜೀವ ಅಲ್ಪಶಕ್ತಿ ಅಸ್ವತಂತ್ರ ಅವರ ಇದಿಟ್ಕೊಂಡೇ ದಾಸ ಹೇಳ್ತಾರೆ. ಅಸ್ವತಂತ್ರನು ಜೀವ, ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ ನಿಸ್ವಬದ್ಧ ಅಲ್ಪಜ್ಞ ಶಕ್ತ್ಯ ಸದುಃಖಿ ನಿರ್ವಿಣ್ಣ ಸತ್ವದೇಹಿ ಸನಾತ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅವರಂತ ಹರಿ ಇರುತ್ತ ಕೊಂಡಾಡು. ಆಗ ಆಚಾರ್ಯ ಮಾತ್ರ ಕ್ಲಿಯರಾಗಿ ಬಂದು ಅದನ್ನೇ ದಾಸರೇ ಅಂತ ಹೇಳ್ತಾರೆ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವೆ. ನನ್ನ ಓನ್ಗಳು ಹೇಳ್ತಾ ಇಲ್ಲ, ಏನು ಹೇಳ್ತಾ ಇದ್ದೇನೆ, ಶ್ರುತಿ ಸ್ಮೃತ್ಯುಕ್ತ ಬಲವೇ ಸೃತ್ಯುಕ್ತ, ಮತ್ತು ಸ್ಮೃತಿ ಇಲ್ಲೇ ಇದೆ. ಆ ಸ್ಮೃತ್ಯುಕ್ತವಾದದ್ದು ಅಂತ ಹೇಳಿ ತಿಳಿಸ್ಬಿಟ್ಟಾರೆ. ಯಥೇಶ್ವರಸ್ಯ ಜೀವತ್ಯ ವಿನಿಶ್ಚಯ ದೇವೇವ ಹಿ ಮೇ ವಾಚಂ ಸತ್ಯಾಸ್ತು ವಿಹಾಸತಿ. ಯಥೇಶ್ವರಸ್ಯ ಜೀವತ್ಯ ಪರಸ್ಪರಂ ತೇರ ಸತ್ಯೇನ ಮಾಂ ದೇವಾ ಆಯಂತು ಸಹ ಕೇಶವಾ ಇತ್ಯಾದೇ ಸತ್ಯೋ ಭೇದ. ಮತ್ತೆ ಶ್ರುತಿ ವಾಕ್ಯಗಳು, ಅದು ಶ್ರುತಿ, ಇದು ಶ್ರುತಿಗಳು. ಯಥಾ ಈಶ್ವರಸ್ಯ ಜೀವಸ್ಯ ಭೇದ ಸತ್ಯೋ ವಿನಿಶ್ಚಯ. ಈ ಜೀವನಿಗೂ ಈಶ್ವರನಿಗೂ ಭೇದ ಸತ್ಯವಾಗಿರೋದ್ರಿಂದ ಏವಮೇವ ಈ ಮೇ ವಾಚ್ಯಂ ಸತ್ಯಾಂತತ್ವ ವಿಹಾರ, ನಮ್ಮ ಮಾತನ್ನು ಸತ್ಯ ಮಾಡುವುದು ದೇವನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಥೇಶ್ವರಸ್ಯ ಜೀವಸ್ಯ ಸತ್ಯಭೇದವು ಪರಸ್ಪರ, ಜೀವ ಈಶ್ವರರು ಸತ್ಯಭೇದವನ್ನು ಹೊಂದಿದ್ದಾರಲ್ಲ ಪರಸ್ಪರ. ತೇನ ಸತ್ಯೇನ ಮಾಂ ದೇವಾಹ ಪ್ರಾಯಂತು ಸಹ ಕೇಶವಾಹ. ಈ ಸತ್ಯದಿಂದಾಗಿ ಬ್ರಹ್ಮಾದಿ ಶ್ರೀ ನಾರಾಯಣಾದಿ ದೇವತೆಗಳು ನನ್ನನ್ನು ಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್. ಆಡೆ ಮಾಡಿ ಹೇಳ್ತಾರಲ್ಲ, ಹಾಕಿ ಜೀವೇಶ್ವರ ಬೇರೆ ಸತ್ಯ ಹೋದಲ್ಲೋ ನಮ್ಮ ಸತ್ಯ ಆಮೇಲೆ ಆಡೆ ಮಾಡಿ ಹೇಳೋದಕ್ಕೆ ಪದ್ಧತಿಗಳು. ವಿಷ್ಣು ದೇವ ಪರಸ್ಪರ ಭೇದ ಹೌದಲ್ಲೋ ಮಾತು ಹೇಳ್ತೇನೆ, ದೇವರು ನನ್ನ ಕಾಪಾಡಿ. ಸೊ ದ್ವೈತ ಮತದಿಂದ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಅಭೇದ ಹೇಳಿದರೆ ಘಾತಯಂತಿ ಹಿ ರಾಜಾನ ರಾಜಾಹಮಿತಿ ವದಂತ ಪುನಃ ಕೇಳ್ತಾರೆ. ಭೇದ ಹೇಳಿದರೆ ರಕ್ಷಣೆ ಮಾಡ್ತಾರೆ. ಆದರೆ ಭೇದ ತಾರಕ ಅಭೇದ ಮಾರಕ ಅಂತ ಇತ್ಯಾದಿ ದಾಸತ್ಯೋ ಭೇದ ಇತಿ ಗುಹಾಧಿಕರಣಂ. ಗುಹಾಧಿಕರಣ ಉಳಿ ಈಗ ಅಂತರಾಧಿಕರಣ ಆದಿತ್ಯೇ ವಿಷ್ಣು ಇತ್ಯುಕ್ತ ಅಡಿಗೆ ಇದನ್ನ ಆಮೇಲೆ ಕಂಟ್ರಿ ಮಾಡಿ ಒಂದು ಎಷ್ಟೊತ್ತು ಗ್ಯಾಪ್ ಈಗ ಕಾಲ್ಗಂಟೆ ಸಾಕ ಹನ್ನೊಂದು ಗಂಟೆ ಅರ್ಧ ಗಂಟೆ
ಹತ್ತುವರೆ
ಹತ್ತುವರೆ ಹನ್ನೊಂದಕ್ಕೆ
ಹನ್ನೊಂದು
ಕರೆಕ್ಟ್ ಹನ್ನೊಂದು
ಹನ್ನೊಂದು ಕಾಲದಿಗೆ
ಅವ್ರಿಗೆ ಕಾಲ ನೀವು ಅಗ್ನಿಯೇ ಇದು ಪ್ರಸಕ್ತರಾದಂಥ ವ್ಯಕ್ತಿ. ಅತಃ ಆದ್ದರಿಂದ ಸದ್ಯಥ ಪುಷ್ಕರ ಪಲಾಕೆ ಆಪೋ ರಕ್ಷಿಷ್ಯಂತೆ ಪುಷ್ಕರ ಪಲಾಕೆದೊಳಗೆ ಈ ಕಮಲದ ಹೆಸರಿಗೆ ಹೇಗೆ ನೀರು ಹತ್ತೋದಿಲ್ವೋ ಏವಂ ಏವಂ ವಿಧಿ ಪಾಪಂ ಕರ್ಮ ನಶಿಷ್ಯತೆ ಯಾವನು ಬ್ರಹ್ಮಜ್ಞಾನಿಯೋ ಅವನಿಗೆ ಪಾಪದ ಲೇಪ ಇಲ್ಲ ಹೇಗೆ ಕಮಲದ ದಂಡಿಗೆ ನೀರಿನ ಲೇಪ ಇಲ್ವೋ ಹಾಗೆ ಎಂದು ವೃತ್ತಾಂತ ಅಲ್ಲಿ ಮೇಲೆ ಮುಕ್ತಿಯ ಲಕ್ಷಣ ಮುಕ್ತರ ಲಕ್ಷಣ ಲೇಪೋ ಆದಿತ್ಯರವರಿರತಕ್ಕಂತಹ ಅಗ್ನಿಯ ಜ್ಞಾನದಿಂದ ಈ ಕರ್ಮ ಅಲೇಪ ಅಂತಕ್ಕಂತಹ ಸಿದ್ಧಿ ಬರೋದರಿಂದ ಅದೇ ಮುಕ್ತಿಯಾದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥಾತೋ ಅಗ್ನಿ ಜಿಜ್ಞಾಸ ಅಂತ ಯಾಕಾಗಬಾರ್ದು ಹೌದಲ್ಲ ಆದ್ದರಿಂದ ಅಗ್ನಿ ನಾಮೇವ ಅಗ್ನಿ ಜ್ಞಾನ ಅಥೋ ಪ್ರೀತಿ ಅಗ್ನಿಜ್ಞಾನಾದೇವ ಸರ್ವಪಾಪ ಅಸ್ತೇಕಾ ಮೋಕ್ಷೋಪತ್ತೆ ಇತಿ ಅಥೋ ಪ್ರೀತಿ ಅದು ಉತ್ತರ ಕೊಡ್ತಾ ಇದ್ದಾರೆ ಓಂ ಅಂತರ ಉಪಪತ್ತೆ ಹೇ ಓ ಚಕ್ಷುಸ್ತೋ ಚಕ್ಷುರಂತಸ್ಥೋ ಅಥೋದೇವೋ ಇಲ್ಲಿ ಚಕ್ಷುಸ್ಸಿನೊಳಗೆ ಸೂರ್ಯ ಸೂರ್ಯನ ಒಳಗೆ ಅಗ್ನಿ ಅಗಲ ಹೇಳಬಾರ್ದು ಚಕ್ಷುರಲ್ಲಿರ್ತಕ್ಕಂಥವನು ಯಾರು ಅಂದರೆ ವಿಷ್ಣುವೇ ಹೊರತು ಬೇರೆ ಅಲ್ಲ ಕೃಪಾವಸ್ಥಾಮೃತೇ ಅಲ್ಲಿರ್ತಕ್ಕಂಥ ಅಮೃತತ್ವಾದಿ ಲಕ್ಷಣ ಹೇಳ್ತಾ ಇದ್ದಾರೆ ಅಮೃತತ್ವ ಅಂದರೆ ಅಮರತ್ವ ನಿತ್ಯ ಮುಕ್ತತ್ವ ಅಂತ ಲಕ್ಷಣ ವಿಷ್ಣುವಿಗೆ ಹೊರತು ಬೇರೆ ಇರುವುದಿಲ್ಲ ಆದ್ದರಿಂದ ಚಕ್ಷುರಿನೊಳಗೆ ಸೂರ್ಯ ಸೂರ್ಯನೊಳಗೆ ಅಗ್ನಿ ಅಗ್ನಿಯೇ ವಿಷ್ಣು ಅಗ್ನಿಯೇ ಬ್ರಹ್ಮ ಆಗಲೇ ಯೋಚನೆ ಮಾಡಬಾರದು ಇಲ್ಲಿ ಆದಿತ್ಯಾಂತಸ್ಥನಾದವೂ ವಿಷ್ಣುವೇ ಸರ್ವಗತತ್ವ ವಿಷ್ಣುವಿನದೇ ಲಿಂಗ ಚಕ್ಷುರ ಅಂತಸ್ಥ ಕಣ್ಣಿನೊಳಗಿರ್ತಕ್ಕಂಥ ಒಳಗಿರ್ತಕ್ಕಂಥ ದೇವತೆ ಎಂದರೆ ವಿಷ್ಣುವೇ ಹೊರತು ಬರೀ ಸೂರ್ಯಾದಿಗಳಲ್ಲ ಅದರಿಂದ ಸೂರ್ಯನೊಳಗೆ ಅಗ್ನಿಯನ್ನು ಪ್ರಶಸ್ತಿ ಬರಲೇ ಇಲ್ಲ ಬ್ರಹ್ಮಶಬ್ದಾದಿ ಉಪಪತ್ತೆ ಹ್ಯ ಬ್ರಹ್ಮಶಬ್ದಾದಿಗಳೆಲ್ಲ ವಿಷ್ಣುವಿಗೆ ಹೊರತು ಬೇರೆಯವರಿಗೆ ಅಲ್ಲ ಸೋಹಪತ್ನಿ ಇತ್ಯಾದಿ ಅಂತರ್ಯಾಮ್ಯಪೇಕ್ಷೆಯ ಆದಿತ್ಯರೊಳಗೆ ಪುರುಷ ಇದ್ದಾನಲ್ಲ ಸಯೇವ ಆಮಸ್ಮಿ ಸೋಹಮಸ್ಮಿ ಅಂತ ಹೇಳಿದ್ರಲ್ಲ ಆದಿತ್ಯರೊಳಗೆ ಪುರುಷ ಅವನೇನಾದ ಅಂತ ಅಲ್ಲ ಅಂತರ್ಯಾಮ್ಯಪೇಕ್ಷೆಯ ನಾನೇ ಕಾಲೇಜ್ ಅಂತಾನೆ ಈ ಕರ್ನಾಟಕ ನಾನೇ ಕರ್ನಾಟಕ ಅಂತಾನೆ ನಾನೇ ಕರ್ನಾಟಕ ಅಲ್ಲ ಕರ್ನಾಟಕದ ಪ್ರತಿನಿಧಿ ಇಲ್ಲ ಅದೇ ರೀತಿ ಸಯೇವ ಆಮಸ್ಮಿ ಅಂದರೆ ನಾನು ದೇವರಿಗೆ ಅಧೀನನಾದವನು ನನ್ನ ಸ್ವಾಮಿ ದೇವರು ಅಂತರ್ಯಾಮಿ ದೇವರೇ ಅಂತ ಅರ್ಥನೇ ಈ ರೀತಿ ಅರ್ಥ ಮಾಡಬಾರದು ಅದೇ ಅದಕ್ಕೆ ಅರ್ಥ ಮಾಡಲಿಕ್ಕೆ ಅವಕಾಶ ಉಂಟು ಅಂದರೆ ಕೋಟ್ ಮಾಡ್ತಾರೆ ಅಂತರ್ಯಾಮಿ ಅಂತರ್ಯಾಮಿಯ ವಿಶೇಷಂ ಅಪೇಕ್ಷಾಹಂ ಅಪಮಿಷ್ಯತಿ ಸರ್ವೇ ಶಬ್ದಾಃ ಯುಜ್ಯಂತೆ ಸತಿ ಭೇದೇಹಿ ವಕ್ತೃತ್ವ ಮಹಾಸೌಮೇ ಅಂತರ್ಯಾಮಿನಂ ವಿಶೇಷಂ ಅಪೇಕ್ಷ ಅಹಂ ತ್ವಮಿಷ್ಯತಿ ಅಂತರ್ಯಾಮಿಯಾದಂತಹ ಈಶ್ವರೀಶನಾದಂತಹ ಮಹಾವಿಷ್ಣುವನ್ನು ಗಮನದಲ್ಲಿಟ್ಟುಕೊಂಡೇ ಅಹಂ ತ್ವಂ ಇತ್ಯಾದಿ ಶಬ್ದಗಳು ಸರ್ವೇ ಶಬ್ದ ಎಲ್ಲ ಶಬ್ದಗಳು ಕೂಡ ಪ್ರಯುಜ್ಯಂತೆ ಪ್ರಯೋಗಿಸಲ್ಪಡುತ್ತವೆ ಸತಿ ಭೇದೇಗೆ ಒಬ್ಬರು ನಿಜವಾಗಲೂ ಭೇದ ಇದ್ದರೂ ಕೂಡ ತಾನೇ ಅಂತ ಹೇಳ್ತಾರೆ ಲೋಕದೊಳಗೆ ಬರುತ್ತಾ ಇರ್ತಾರೆ ಏ ಸಾರು ಅಂತ ಹೇಳ್ತಾರೆ ಅವ್ರು ಸಾರ ಏನು ಅವ್ರು ಬಂದೇ ತಗೊಳ್ತಾರೆ ಮತ್ತೆ ಕರೆಯೋದು ಸಾರು ಅಂತ ಬರೋದು ಹಾಗೆ ಅವರು ನಾನೇ ಸಾರು ಅಂತ ಬರ್ತಾರೆ ನಾನೇ ಸಾರು ಬರುತ್ತೇನೋ ಸಾರು ಬೆಳೆಸುವವನು ನಾನೇ ಅಂತ ಅರ್ಥ ಏ ಸಾರೇ ಅಂದರೆ ಸಾರು ಬೆಳೆಸುವವನೇ ಅಂತ ಅರ್ಥ ಲೋಕದಲ್ಲಿ ಪ್ರಯೋಗ ಇರೋದು ಹಾಗೆ ಅಹಂ ತಮ್ಮ ಶಬ್ದಗಳಿಗೆ ಈ ರೀತಿಯಲ್ಲಿ ಅಂತರ್ಯಾಮಿನ ಮನಸ್ಸಲ್ಲಿಟ್ಟು ಹೇಳಿದ ಮಾತುಗಳೇ ಹೊರತು ಅವರೇ ಅಜ್ಞಾನಿಗಳು ವಿಷ್ಣುವೇ ಅಂತ ಒಂದು ಎಂದು ಅರ್ಥ ಮಾಡಬಾರದು ಸೂತ್ರಾರ್ಥ ಅಂತರ ಉಪಪತ್ತೆ ಆಚಾರ್ಯರ ಅನ್ವೇಕ್ಷಾಂತರ ಕರೀತಾರೆ ಅಂತೇ ರ ಅಂತಸ್ತಿತ್ವ ರಮಣಾಗಿರುತ್ತೆ ಅಂತಸ್ತಿತ್ವ ರಮಣಾಗಿರುತ್ತೆ ಒಡಗಿ ಚೆಂಜಾಗಿ ಮಾಡೋದು ಪರಮಾತ್ಮನಿ ಅರ್ಥ ಆಯ್ತಾ ಚಕ್ಷುರ ಅಂತಸ್ಥ ಶಬ್ದಕ್ಕೆ ಎರಡರ್ಥ ಬರೀ ಕಣ್ಣೊಳಗಿರೋನು ಸೂರ್ಯ ಸೂರ್ಯನ ನಾರಾಯಣ ಉಪಕ್ರಮ ಚಕ್ಷುರೊಳಗಿದ್ದು ಮುಖ್ಯವಾಗಿ ರಮಣ ಮಾಡುವಂತೂ ವಿಷ್ಣುವೇ ಅಂತರ ಗೊತ್ತಾಯ್ತಾ ಅಂತರ ಅಂತಹ ಬೇರೆ ಅಂತಸ್ಥ ಧರ್ಮೋಪದೇಶ ಸಿದ್ಧ ಬರೀ ಒಡಗಿನೊಂದು ಬೇರೆ ಒಡಗಿದ್ದು ಎಂಜಾಯ್ ಮಾಡೋದು ಬೇರೆ ಜೈಲೊಳಗಿದ್ದ ಎಂಜಾಯ್ ಮಾಡ್ತಾನೆ ಜೈಲೊಳಗಿರೋನು ಒಳಗಿರೋ ನಿಜ ಎಂಜಾಯ್ ಮಾಡೋದಿಲ್ಲ ದೇವರು ಹೇಗಿದ್ದಾನೆ ಎಂದಿದ್ರೆ ಎಂಜಾಯ್ ಮಾಡ್ತಾನೆ ಇದು ದೇವರ ವೈಶಿಷ್ಟ್ಯ ಅದುವೇ ಚಂದ್ರ ಅಂದ್ರೆ ಅದಕ್ಕೆ ಎಲ್ಲ ಗ್ರಂಥಗಳು ಸೇರಿ ಜೀವಿಕ ಆಚಾರ್ಯ ಸರ್ವಮೂಲ ಗ್ರಂಥಗಳು ಅಂದ್ರೆ ಏನು ಯಾವುದೇ ಒಂದು ಗ್ರಂಥವ್ರು ಕುರ್ತಿ ಒಂದೇ ಆಗಲ್ಲ ಎಲ್ಲ ಸರ್ವಮೂಲ ಓದಿದ್ರೆ ಒಂದು ಒಂದೇ ಆಗಬೇಕು ಇಲ್ಲ ಹೋದ್ರೆ ಓದಕ್ಕಾಗಲ್ಲ ಅಂತಃಸ್ತಿತ್ವ ರಮಣ ಅಂತರ ದೇವರಿಗೆ ಅಂತರ ಅಂತ ಹೆಸರಿದೆ ಅರ್ಥ ಆಯ್ತಾ ಹೊಸ ಅರ್ಥ ಓಂ ಸ್ಥಾನಗಳಲ್ಲಿ ಬರೀ ಕಾಶ್ಯಾವು ಅಂತ ಹೇಳ್ತಾರೆ ಇದು ಬರೀ ಅಂತಃಸ್ತಿತ್ವ ರಮಣ ಇರ್ತಕ್ಕಂಥ ಒಂದರ್ಥ ಒಂದು ಕಾರಣ ಇನ್ನೊಂದು ಕಾರಣ ಇದೆ ಉಪಪತ್ತಿ ಅಂದ್ರೇನು ಅಂತಸ್ಥಿತ್ವಾರ ಮಾತೃತ್ವ ಅವರು ಯಾರಿಗೆ ಕೊಡುತ್ತೆ? ಇಷ್ಟುವಿಗೆ ಮಾತ್ರ, ಬೇರೆಯವರು ಅಪ್ಲಿಕಬಲ್ ಅಲ್ಲ. ಇವತ್ತು ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ, ಟ್ರಾಫಿಕ್ ಎಂಜಾಯ್ ಇರೋ ಓನರ್ ಸಿಗುರ್ ಪ್ರಾಫಿಟ್ ಎಂಜಾಯ್ ಇರ್ತಲ್ಲ, ಯಾಕಂದ್ರೆ ಬೋನಸ್ ಕೊಟ್ಟರೆ ತಗೋಬೋದು ಅಷ್ಟೇ ಹೊರತು ಫುಲ್ ಪ್ರಾಫಿಟ್ ಹೋಗೋದು ಯಾರಿಗೆ? ಅವನಿಗೆ. ಅದಕ್ಕೆ ಒಡಗಿದ್ದು ಎಂಜಾಯ್ ಮಾಡೋಣ ಯಾರು ಇಷ್ಟವೆ? ನಾವು ದೇಹದೊಳಗಿದ್ದೇವೆ, ಎಂಜಾಯ್ ಮಾಡ್ತಾ ಇಲ್ಲ ನಾವು. ಬಟ್ ದೇಹದೊಳಗಿದ್ದು ಸರ್ವತ್ರ ಇದ್ದು ಎಂಜಾಯ್ ಮಾಡೋದಾಗ ವಿಷ್ಣು ಒಬ್ಬನೇ. ಅದಕ್ಕೆ ಅಂತರ ವಿಷ್ಣುವರೇ ಉಪತ್ತೆ ಅದು ಎಂಜಾಯ್ ಮಾಡ್ತಾರೆ, ಅರ್ಥ ಇದೆ. ಆನಂದ ಪೂರ್ಣನ ಅದನ್ನು ಎಂಜಾಯ್ ಮಾಡ್ತಾನೆ. ನಮಗದು ಸಾಧ್ಯ ಇಲ್ಲ, ಬೇರೆ ಯಾವ ದೇವತೆಗಳಿಗೂ ಸಾಧ್ಯ ಇಲ್ಲ, ವಿಷ್ಣುವಿಗೆ ಮಾತ್ರ ಸಾಧ್ಯ. ಓಂ ಸ್ಥಾನಾದಿ ಉಪದೇಶಾಚ್ಯಾವು ಮತ್ತು ಸ್ಥಾನಾದಿಗಳಂತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಸತ್ಯದಸ್ಮಿನ್ ಇತ್ಯಾದಿ ಆತ್ಮಶಕ್ತಿ ವಾಮನಿ ಭಾಮನಿ ಇತ್ಯಾದಿ ವಿಶೇಷವಾದ ಶಕ್ತಿಯನ್ನು ಹೇಳಿದ್ದಾರೆ. ಅಲ್ಲಿರ್ತಕ್ಕ ಅಂತಸ್ತಿತ್ವ ರಮಣ ಕೃತಾದವರಿಗೆ ಇದು ವಿಶಿಷ್ಟವಾದ ಶಕ್ತಿ ಹೇಳಿದ್ದಾರೆ. ವಾಮನಿ ಭಾಮನಿ ಅಂತ ಕರೆದಿದ್ದಾರೆ. ಸತ್ಯ ಹಿ ಏತಲಿಂಗ್ ಇದು ಅವನ ಲಕ್ಷಣ, ವಿಷ್ಣುವಿನ ಲಕ್ಷಣ ಇದೆಲ್ಲ ಕೂಡ. ಸೈಂಚಃ ಅದು ಅಸಪತ್ನ ಸಹರಿ ನಪರ ಸಪರೋವರಿಯಾನ್ ಯದಿದಂ ಚಕ್ಷುಷಿ ತರ್ಜಿರ್ವಾ ಉದಕಂ ವಾ ಚಿಂತ್ಯತಿ ವಾತ್ಮನೇವ ಗಚ್ಛತಿ ಸವಾಮನ ಸಹಾಮನ ಸಹಾನಂದ ಅಚ್ಯುತ ಚತುರ್ವೇದ ಸಿಹಾಯ ವಿರುದ್ಧದವರನ್ನು ನಿಯಂತ್ರಣ ಮಾಡ್ತಾರೆ. ಇವತ್ತು ಹೆಲ್ತ್ ಟೆಸ್ಟ್ ಅನ್ನೋದಿಲ್ಲ ದೇವರು, ಸರ್ಕಾರ ಎಂದಾಗ ಹೆಲ್ತ್ ಟೆಸ್ಟ್ ಅಂದ್ರೆ ಆ ವೀರಪ್ಪ ಹೇಳಿದ್ರೆ ನಾಲ್ಕು ಕೋರ್ಸ್ ಟಿಕೆಟ್ ಬೇಕಾಯ್ತು. ದೇವರು ಎಂದ ಹೆಲ್ತ್ ಟೆಸ್ಟ್ ಅಲ್ಲ ಗೊತ್ತಾಯ್ತು. ವಾಮಾನ ಏಟಿ ವಾಮನ, ವಾಮಾನ ಸುಂದರಾನ್ ಸ್ವೀಕಾರವತಿ ವಾಮನ. ವಾಮನ ಜೊತೆಗೆ ಎಷ್ಟೋ ವರ್ಷಗಳು ಇರ್ಬೋದು, ಅದು ಯಾವಾಗಲೂ ಒಂದ. ಅದೇ ರೀತಿ ಇತಿ ಚತುರ್ವೇದ ಶಿಖಾಯ ಅಂದ್ರೆ ಇಲ್ಲಿ ಬುದ್ಧಿ ಏನಂತ ಬಂದಿದೆ, ದೇವರನ್ನ ವಾಮನಿ ಭಾಮನಿ ಅಂತ ಕರೆದಿಲ್ಲ. ಹಿಂದೆ ಬಂದಲ್ಲ ಶ್ರೀಪತಿ ಲಕ್ಷ್ಮೀಪತಿ ಅಂತ ಕರೆದ ಮೇಲೆ ಅದು ಪ್ರಾಣನಾಗಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣುವೇ ಆಗ್ತದೆ. ಇಲ್ಲಿ ವಾಮನಿ ಭಾಮನಿ ಅಂತ ಕರೆದ ಮೇಲೆ ಅವ್ರು ಯಾರಾಗಲಿಕ್ಕೆ ಸಾಧ್ಯ ಇಲ್ಲ, ಚಕ್ಷರೊಳಗಿರ್ತಕ್ಕಂಥ ಅಜ್ಞಾನಿಗಳಾದ ಸಂಭವ ಇಲ್ಲ, ಯಾರಾಗಬೇಕವರು ವಿಷ್ಣುವೇ ಆಗ್ತದೆ. ಒಂದು ವೇದದ ಭಾಗ ಚತುರ್ವೇದ ಶಿಖ ಅಂತೇಳಿ ಒಂದು ವೇದದ ಭಾಗ, ಅನೇಕ ಶಾಖೆಗಳು ಅಂತ ಹೇಳಿಲ್ಲ ನಿನ್ನೆ. ಇವತ್ತು ಶಾಖಲ ಶಾಖ ಭಾಷಕಲ ಶಾಖ ಅಂದರೆ ಚತುರ್ವೇದ ಶಿಖ ಅಂತ ಒಂದು ಶಾಖ, ವೇದದ ವಿಭಾಗ. ಮಾಜಿ ಮಹಾಭಾರತದ ಪರ್ವಗಳು ಅಂತ ಕರೀತೇವೆ, ರಾಮಾಯಣದ ಕಾಂಡಗಳು ಅಂತ ಕರೀತೇವೆ, ವೇದಗಳ ಶಾಖೆಗಳು ಅಂತ ಕರೀತಾರೆ. ಅದರ ಒಂದು ಶಾಖೆ ಯತ್ಕಾಲತ್ವಾದಿಲಂ ಚಕ್ಷುಃ ಅಖಂಡಂ ಸರ್ವವಸ್ತುಃ ಸವಾಮನಃ ಸರ್ವಾತ್ಮಕಂ ಅಖಿಲೇಶೇವ ಚಿಂತಯೇ ವಾಮನೇ. ವಾಮನ ಸಂಸ್ಕೃತ ಪುರಾಣ ವಾಮನ ಪುರಾಣನೇ ಕೊಡ್ತಾರೆ ದೇವರ ಎಂಥವನು ಅಂದರೆ ಯತ್ಕಾಲತ್ವಾದಿಲಂ ಚಕ್ಷುಃ ಅಖಂಡಂ ಸರ್ವವಸ್ತುಃ. ಇವತ್ತು ವಸ್ತು ಕೆಲವು ವಸ್ತು ನೋಡ್ತಾರೆ, ಕಣ್ಣು ಕೊಡೋಕ್ಕಾಗಲಿಲ್ಲ, ಒಳ್ಳೆ ವಸ್ತುಗಳು ಕಣ್ಣು ಸಂಬಂಧ ಬರೋದಿಲ್ಲ. ಈ ರೀತಿ ಸಂಪರ್ಕ ಸಂಘರಾಹಿತ್ಯ ಲೇಪರಾಹಿತ್ಯ ಕಣ್ಣಿಗೆ ಯಾಕೆ ಕೊಡ್ತು ಅಂದರೆ ಒಳಗೆ ದೇವರಿದ್ದಾರೆ, ಅವನ ಅಸಂಗ, ಅಸಂಗನಾದ ದೇವರ ಜೊತೆಗೆ ಇದಕ್ಕೂ ಸಂಘ ಬರೋದಿಲ್ಲ ಅಂತ. ಇದಕ್ಕೂ ಸಂಘ ಬರೋದಿಲ್ಲ, ಕಣ್ಣು ಯಾರೋ ನೋಡಿಬಿಟ್ಟ, ಕಣ್ಣು ಹೇಗೆ ಆಯ್ತು ಅನ್ನೋದಿಲ್ಲ, ಕಣ್ಣಿಗೆ ಟಚ್ ಬಂದಿಲ್ಲ. ಅದು ನೋಡಿ ನಮಗೆ ಅಫೆಕ್ಟ್ ಆಯಿತು, ಕಣ್ಣಿಗೇನಾಗಿ ಕಣ್ಣು ಹಾಕಿ ಯಾಕೆ ಅಂತ ಕೇಳಿದರೆ ಪರಮಾತ್ಮ ಒಳಗೆ ಅಸಂಗನ ಅಸಂಗೋಕೆಯಂ ಪುರುಷ, ಅಸಂಗನಾದ ಪರಮಾತ್ಮ ಕಣ್ಣಿನೊಳಗೆ ಇದ್ದು ಅಂತಸ್ತಿತ್ವ ರಮಣಕೃತ್ತಾಗಿರೋದ್ರಿಂದ ಅವನಿಗೆ ಯಾವುದೇ ಲೇಪ ಇಲ್ಲ, ಅವನಿರೋದ್ರಿಂದ ನಮ್ಮ ಕಣ್ಣಿಗೂ ಲೇಪ ಇರೋದಂತೆ ಆಗಿದೆ ಅಂತ ಉಪನಿಷತ್ ಹೇಳ್ತಾ ಇದೆ, ವಾಮನ ಪುರಾಣ ಹೇಳ್ತಾ ಇದೆ. ಇತಿ ವಾಮನಿ ಓಂ ಸುಖ ವಿಚಿತ್ತಾಭಿಧಾನ ದೇವಜಾವು ಮತ್ತೆ ಒಡಗಿರೋ ಲಕ್ಷಣ, ವಿಶೇಷವಾದ ಲಕ್ಷಣ ಹೇಳ್ತಾರೆ ದೇವರಿಗೆ. ಪ್ರಾಣೋ ಬ್ರಹ್ಮ 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 ಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ಗಜಾನ ಅತ್ಯಾದೇಹಿ ಪರಮಾತ್ಮವನು ಪ್ರಾಣ ಸರ್ವಚೇತಕ ಕಂ ಸುಖಪೂರ್ಣ ವಿಜ್ಞಾನಮಯ ಆನಂದಮಯ ಆನಂದ ಸ್ವರೂಪ ಇತ್ಯಾದಿ ಎಲ್ಲ ಯಾರ ಬಗ್ಗೆ ಹೇಳ್ತಾರೆ? ದೇವ್ರ ಬಗ್ಗೆ ಹೇಳ್ತಾರೆ. ಈಗ ಪೂರ್ಣಾನಂದತ್ವ ಅಂದರೆ ಯಾರು ಲಕ್ಷಣ? ದೇವ್ರ ಲಕ್ಷಣ ಅಂದರೆ ಸುಖ ವಿಶಿಷ್ಟಾಭಿಧಾನ ದೇವ, ಸುಖ ವಿಶಿಷ್ಟಾಭಿಧಾನ ದೇವ, ವಿಶೇಷ ಸುಖವನ್ನು ಹೊಂದಿರುವವನು ಅಂತ ಹೇಳಿದ ಮೇಲೆ ಅದು ನಾರಾಯಣನೇ ಆಗಿದೆ, ಬೇರೆಯವರಿಗಾಗಿ ಅಂತ ಶಕ್ತಿ ಇಲ್ಲ. ಅದು ನೆನ್ಪಿಟ್ಕೊಂಡು ರಾಮದೇವರ ಹತ್ರ ಹೆಸರೇನು ರಾಮ ರಾಮದೇವರ ಅಂತ ಸುಖವಾಗಿರೋದಂತ ಸುಖವಾಗಿರೋ ಅರ್ಥ ಅಲ್ಲ ಅರ್ಥ ಏನೋದಕ್ಕೆ ರಾಮದೇವ ಸೀತೆಯನ್ನು ಕರ್ಕೊಂಡು ಹತ್ರ ಹೋಗೋದು ಅರ್ಥ ಇಲ್ಲ ಯಾಕೆ ಸುಖ ವಿಶಿಷ್ಟಾಭಿಧಾರಾದೇವ ವಿಶೇಷವಾದ ಸುಖ ಹೊಂದಿರುವನು ಅಂತ ಹೇಳಿದ ಮೇಲೆ ಒಳ್ಳೆ ಪ್ರಶ್ನೆ ಇಲ್ಲ ಕೃಷ್ಣನಲ್ಲಿ ಹಾಲು ಬರೆದು ಎಣ್ಣೆ ಬೇಕು ಅಂತ ಅರ್ಥ ಕ್ಷೀರಸಾಗರ ಚಾಯಿ ಹಾಲು ಬೇಕು ಅಂತ ಅರ್ಥ ಅರ್ಥನೇ ಅದಲ್ಲ ದೇವರಿಗೆ ಕೂಡ ಅದನ್ನ ಏನದು ಅಸುರ ಮೋಹನ ಲೋಕ ವಿಡಂಬನೆ ವಿಡಂಬನೆ ಅಂದರೆ ಅನುಕರಣ ಮೋಹನ ಅಂದರೆ ಐಶ್ವರ್ಯ ಐಶ್ವರ್ಯ ನಿತ್ಯಾಜ್ಞಾನ ಕೊಡೋದು ಕಾರಣ ಮಾಡ್ತಾನೆ ಹೊರತು ದೇವರಿಗೆ ಏನಿಲ್ಲ ಸುಖಾದಿಗಳಿಲ್ಲ ಇದೆಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕಿದೆ ಸುಖ ವಿಶಿಷ್ಟ ಅಭಿರಾಮದೇವ ಒಳ್ಳೆ ವಿಷಯ ದೇವರಿಗೆ ಲಕ್ಷಣ ಪರಮಾನಂದೋ ದೇವನ ಸಂಶಯ ಅವ್ಯಕ್ತಾದಿ ಸ್ವಂತಸ್ತು ಆನಂದಭಾಗಿನ ಬ್ರಹ್ಮವೈವತ್ನೇ ಲಕ್ಷಣ ಪರಮಾನಂದ ವಿಷ್ಣುದೇವರ ಸಂಶಯ ಪರಮಾನಂದ ಪೂರ್ಣತ್ವ ನೋಡಿ ಯಾವ ಲಕ್ಷಣ ವಿಷ್ಣು ಲಕ್ಷತೆ ಯಾರು ಅತ್ಯಂತ ವೈದ್ಯನೂ ಹೇಳ್ತಾರೆ ಒಳ್ಳೆ ವೈದ್ಯ ಇರ್ತಾನೆ ಸೀರಿಯಸ್ ಕೇಸ್ ಇರುತ್ತೆ ಅದೊಂದು ಹೇಗ ಮಾಡಿ ವಿಷಯ ಡಾಕ್ಟರ್ ಅಂತ ಹೇಳ್ತಾರೆ ಆಯಿತು ಅಂತಾನೆ ತುಂಬ ನೀವು ಗ್ಯಾರಂಟಿ ಕೊಡಬೇಕು ಅಂತ ನಾನು ದೇವರ ಹೊತ್ತಾನೆ ನಾನು ದೇವರ ಈ ರೀತಿ ಗ್ಯಾರಂಟಿ ಕೊಟ್ಟು ಹೇಳಿದ್ರೆ ಗ್ಯಾರಿ ಸಾಧ್ಯ ಸರ್ವಶಕ್ತಿತ್ವ ಸರ್ವಕರ್ತೃತ್ವ ಮತ್ತು ಸರ್ವ ಪೂರ್ಣಾನಂದತ್ವ ಯಾರ ಲಕ್ಷಣಗಳು ದೇವ್ರ ಲಕ್ಷಣ ಯಾರು ದುಃಖ ಪಡ್ತಿರ್ತಾರೆ ಜೀವನ ದುಃಖ ಬರೋ ದೇವ್ರಿಗೆ ದುಃಖ ಬರುತ್ತಾ ತಳಕ ತಳಕ ಹೋಗ್ತಾನೆ ದೇವ್ರ ಲಕ್ಷಣವು ದುಃಖ ಇಲ್ಲದಿರಲಿ ದುಃಖ ಇಲ್ಲದಿರಬೇಕೆ ಅಂತಕ್ಕಂಥ ಲಕ್ಷಣ ಹೇಳಿದ ಮೇಲೆ ಸುಖ ಪೂರ್ಣತ್ವದ ಲಕ್ಷಣ ಹೇಳಿದ ಮೇಲೆ ಅದು ವಿಷ್ಣುವಿನ ವಿಚಾರ ಅಂತ ಅರ್ಥ ಅವ್ಯಕ್ತಾದಿ ಗುಣಾಂತಾಸ್ತು ಗುರುಡ ಆನಂದ ಸಾಗಿನ ಅವ್ಯಕ್ತ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಿಂದ ಹಿಡಿದು ತೃಣಾಧ್ಯಾತ್ಮ ತೃಣಜೀವನವರೆಗೆ ಅವರಿಗೆ ಆನಂದ ಎಷ್ಟಿದೆ ವಿಪ್ರೂಢಾನಂದ ಭಾಗಿನ ಅಷ್ಟೆ ಚೂರು ಚೂರು ಆನಂದ ಇರುತ್ತಷ್ಟೇ ಜಾಸ್ತಿ ಆನಂದ ಇಲ್ಲ ಮಹಾಲಕ್ಷ್ಮಿ ಆನಂದ ವಿವೇಚನೆ ಮಾಡಲಿಕ್ಕೆ ಬರೋದಿಲ್ಲ ದೇವರ ಆನಂದ ಅಂದರೆ ಅದು ಹರಿ ಅಂತಷ್ಟೇ ದೇವರ ಆನಂದ ಅಂದರೆ ಜಸ್ಟ್ ಡಾಟ್ ಇದೆ ಡ್ರಾಪ್ ಪರಮಾತ್ಮ ಮಹಾಸಾಗರ ಮಹಾಲಕ್ಷ್ಮಿ ದೇವಿ ಡಾಟ್ ಅವರೇ ಡಾಟ್ ಆದರೆ ಡ್ರಾಪ್ ಆದರೆ ಬ್ರಹ್ಮದೇವರ ಜೊತೆ ಏನಾಗ್ತದೆ ಇದು ಉಳಿದವರ ಜೊತೆ ಏನಾಗ್ತದೆ ಇದು ಗಲೀಜ ಅನೇವರ ಆಗಿರುತ್ತೆ ಅಂದರೆ ರವಾದೇವಿ ಆನಂದ ದೊಡ್ಡ ಆನಂದವನ್ನು ದೇವರಲ್ಲಿ ವಿಪ್ಲುಡಾನಂದ ಭಾಗಿನ ದೇವರ ಆನಂದದ ಹನಿ ಆನಂದ ಅಂತೇನೆ ಅಂದ ಇದು ದೇವರ ತಾರತಮ್ಯಕ್ಕೆ ವಿಶಿಷ್ಟ ಅಂದರೆ ದೇವರು ಜಸ್ಟ್ ಗ್ರೇಟ್ ಅಲ್ಲ ಅರ್ಥ ಆಯ್ತಾ ಈಗ ಜಸ್ಟ್ ಗ್ರೇಟ್ ಅಲ್ಲ ಇನ್ಕಂಪೇರಬಲಿ ಗ್ರೇಟ್ ಇದೆ ಬೇರೆ ಭಕ್ತರಲ್ಲಿ ದೇವರು ಹೋಗ್ತಾರೆ ಹೇಗೆ ಹೋಗ್ತಾರೆ ಅಂದರೆ ಲೈಕ್ ಕಿಂಗ್ ಅಂತೆ ಐದು ವರ್ಷದ ಎಲೆಕ್ಷನ್ ಹೋಗ್ರೆ ಹೇಗ ಅಂಥ ದೇವರಲ್ಲ ಮತ್ತೆ ದೇವರು ಎಂಥವನು ಇನ್ಕಂಪೇರಬಲಿ ಇದೆ ಈ ಜಾಗ್ತ ಹೋದರೆ ಇಲ್ಲಿ ಲಕ್ಷ್ಮೀದೇವಿ ಇದ್ದಾರೆ ಇಲ್ಲಿ ಬ್ರಹ್ಮವಾಯಿಗಳಿದ್ದಾರೆ ಲಕ್ಷ್ಮೀದೇವಿ ಇದ್ದಾರೆ ಇಲ್ಲಿ ನಾರಾಯಣ ಇದ್ದಾರೆ ಹಾಗೆ ಹೇಳಬಾರ್ದು ನಾ ಲಕ್ಷ್ಮೀದೇವಿ ಇಲ್ಲಿದ್ದಾರೆ ನಾರಾಯಣ ಎಲ್ಲೋ ಇಲ್ಲಿದ್ದಾರೆ ಡಿಫ್ರೆನ್ಸ್ ಗೊತ್ತಾಯ್ತಾ ಸ್ವಲ್ಪ ಕೊಟ್ಟು ಉಪಯೋಗ ಭಾರಿ ಜಾಸ್ತಿ ಇದೆ ಅದಕ್ಕೆ ವಿಪ್ರೂಢಾನಂದ ಹಾಗೆ ಒಂದು ಹನಿ ಹನಿ ತುಣುಕು ತುಣುಕು ಆನಂದ ಇದೆ ಅವರು ಬೇರೆಯವರಿಗೆ ಪೂರ್ಣಾನಂದ ಅಂದರೆ ಭಗವಂತ ಒಬ್ಬನೇನೆ ಯಾರಿಗೆ ನೀವು ಏನಂತ ಕೇಳಿದ್ರಿ ತೃಣ ಅಂತ ಹೇಳಿದ ನೀವು ಹೇಳಿ ನನಗೆ ತೃಣಜೀವರಿಗೆ ಅಂತ ಹೇಳಿ ತೃಣಾಂತ ಶಬ್ದಕ್ಕೆ ಏನಂತ ಅರ್ಥ ತೃಣಜೀವರಿಗೆ ಅಂತ ಅವ್ಯಕ್ತ ಅಂದ್ರೆ ಏನದು ಅವ್ಯಕ್ತಾಭಿಮಾನಿ ಮಹಾಲಕ್ಷ್ಮಿ ತೃಣ ಅಂದರೆ ತೃಣಜೀವರು ಅಂತ ಎರಡು ಹಾಗೆ ಕರೆಸ್ಪಾಂಡಿಂಗ್ ಅಂತ ಹೇಳಿ ಲಕ್ಷ್ಮಿ ಅಂತ ಹೇಳಿದ್ರೆ ತೃಣ ಅಂತ ಹೇಳ್ತಿದ್ದೀರ ತೃಣಜೀವರು ಅಂತ ಹೇಳ್ತಿದ್ರು ಅವ್ಯಕ್ತ ತತ್ವ ಅಂತ ಹೇಳಿದ್ರೆ ತೃಣ ತೃಣಜೀವಿಗಳು ಅಂತ ಅವ್ಯಕ್ತ ತತ್ವದ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯಿಂದ ಹಿಡಿದು ತೃಣಜೀವರವರೆಗೆ ಎಲ್ಲರೂ ವಿಪ್ರೂಢಾನಂದ ಭಾಗಿಗಳು ಪೂರ್ಣಾನಂದ ಭಾಗಿಗಳಲ್ಲ ಓಂ ಗಜ ಮುಖ್ಯ ಸತಿ ಅಮುಖ್ಯಂ ವಿದ್ಯತೆ ಒಂದು ಇನ್ನೊಂದು ನಿಯಮ ಮುಖ್ಯಾರ್ಥ ಕೂರ್ತಿರ್ಬೇಕಾದ್ರೆ ಏನು ಮಾಡಬಾರ್ದು ಯಾವಾಗಲೂ ಅಮುಖ್ಯಾರ್ಥವನ್ನು ಮಾಡಿ ತಿಳಿದು ಬಂದಿದೆ ಪ್ರೈಮರಿ ಮೀನಿಂಗ್ ಕೂರ್ತಿರ್ಬೇಕಾದ್ರೆ ಏನು ಹೇಳಬಾರ್ದು ಸೆಕೆಂಡರಿ ಮೀನಿಂಗ್ ಹೇಳಬಾರ್ದು ಪ್ರೈಮರಿ ಮೀನಿಂಗ್ ಅಪ್ಲಿಕಬಲ್ ಅಲ್ಲದೆ ಹೋದ ಸೆಕೆಂಡರಿ ಮೀನಿಂಗ್ ಹೇಳಬಾರ್ದು ದೇವ್ರ ಬಗ್ಗೆ ಪೂರ್ಣಾನಂದ ಅಂದರೆ ಪೂರ್ಣಾನಂದನೇ ಅದು ಚೇಂಜ್ ಮಾಡಬಾರ್ದು ಓಂ ಶ್ರುತೋಪರಿಷತ್ಕಾವೋ ಮತ್ತೆ ಇಲ್ಲಿ ಬಂದಿರತಕ್ಕಂಥವನು ಯಾರು ಅಂದರೆ ಶ್ರುತ ಉಪನಿಷತ್ಕ ಗತ್ಯಭಿಧಾನ ವೇದದಲ್ಲಿ ಉಪನಿಷತ್ತಲ್ಲಿ ಬಂದಿರತಕ್ಕಂತಹ ವಿಶಿಷ್ಟವಾದ ಗತಿಯನ್ನು ಇದನ್ನು ಹೇಳ್ತಾ ಇದ್ದಾರೆ ಏನು ಗತಿ ಅಂದರೆ ಸ ಏನಾನ್ ಬ್ರಹ್ಮಗಮಯತಿ ವಾಯುದೇವರ ಮಹಿಮೆ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗೋದು ಯಾರು ಹೋದ್ರೆ ವಾಯುದೇವರು ದೇವರು ತತ್ವ ಹೇಳೋದು ವಾಯುದೇವರು ದೇವರ ಹತ್ರ ಕರ್ಕೊಂಡು ಹೋಗೋದು ವಾಯುದೇವರು ಸೊ ವಾಯುದೇವರಿಂದ ದೇವರತ್ರ ತಲುಪಿಸಿದ ಮೇಲೆ ಅವರು ಮುಕ್ತ ಅಂತಾನೆ ಅಂತ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮ ಯಾರಾಗಿರ್ಬೇಕು ನಾರಾಯಣ ಬೇರೆ ಆಗಬೇಕಂತೆ ಅದಕ್ಕೆ ಶ್ರುತ ಉಪನಿಷತ್ಕ ಗತ್ಯಭಿಧಾನಶ್ಚ ಶ್ರುತವಾದ ಉಪನಿಷತ್ತಲ್ಲಿ ಬಂದಿರತಕ್ಕಂತಹ ಗತಿಯ ವಿಚಾರ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ಯಾರು? ವಿಷ್ಣುವೇ ಹೊರತು ಬೇರೆ ಅಲ್ಲ. ಒಂದು ಕಾರಣ ಏನು ಕೊಟ್ಟರು? ಸುಖ ವಿಶಿಷ್ಟಾಭಿನಾಮಾದೇವ. ಅದಕ್ಕಿಂತ ಮುಂಚೆ ಏನು ಕೊಟ್ಟರು? ಸ್ಥಾನಾದಿ ಉಪದೇಶಾಚ. ಅದಕ್ಕಿಂತ ಮುಂಚೆ ಅಂತರ ಅರ್ಥ ಮಾಡಿಕೊಡು. ಅಂತಃಸ್ಥಿತ್ವಾರಮಣ ಕೃತ್ವ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರುವುದು. ಎರಡನೇದು ಸುಖ ವಿಶಿಷ್ಟಾಭಿನಾಮ, ವಿಶಿಷ್ಟವಾದ ಸುಖ ಹೊಂದಿರುವುದು. ನಾಲ್ಕನೇದು ಉಪನಿಷತ್ತರಲ್ಲಿ ವೇದನೆ ಬಂದಿರತಕ್ಕಂಥ ವಿಶಿಷ್ಟವಾದ ಗತಿಯನ್ನು ಹೊಂದಿರುವುದು. ಈ ಗತಿ ಯಾರು ಕಾಮಕೇಶನ್ ಆಯಿತು ಅಂದರೆ ಪಾಸ ಅಂತ ಕೇಳ್ತಾರೆ. ಫೇಲಾದರೆ ಕಾಮಕೇಶನ್ ಮಾಡಿಕೊಡ್ತಾರ? ಕಾಮಕೇಶನ್ ಏನು ನಡೆಸ್ತದೆ? ಪಾಸ್ ಆದರೆ ಇವರು ಕೊಡದೇ ಉಳಿದವರಿಗೆ. ಸೊ ಉಪನಿಷತ್ತಿನ ಗತಿ ಇವನಿಂದ ಮಾತ್ರ ಬರುತ್ತೆ ಅಂದಮೇಲೆ ಇವನು ಯಾರಾಗಿರಬೇಕು? ಮೋಕ್ಷದಾಸ್ತ್ರವಾದ ನಾರಾಯಣನೇ ಆಗಿರಬೇಕು. ಕರೆಕ್ಟ್ ಆಯ್ತಾ? ದಹಿ ಅನ್ಯಗತಿಯ ಅನ್ಯಗತಿ ಯುಕ್ತ ಹೋಗೋದು ಕರಿ. ಮೈಸೂರು ಬಸ್ಸಲ್ಲಿ ರೂಪಾಯಿ ಟಿಕೆಟ್ ಕೊಡ್ದು ಯಾಕೆ ಕೊಡ್ತಾನೆ ಅವನು? ಹೋಗ್ತಾನೆ. ಮತ್ತು ಮೈಸೂರು ಬಸ್ಸಲ್ಲಿ ಕೂತಿದ್ದಾಗ ಎಷ್ಟು ಟಿಕೆಟ್ ಕೇಳಬೇಕವನು? ಮೈಸೂರಿಗೆ ಕೇಳಬೇಕು. ಅದೇ ತರಹ ಇವತ್ತು ಬ್ರಹ್ಮಜ್ಞಾನಿಯಾದವನು ವಾಯುದೇವರಿಂದ ಪಡಿತಾನೆ ಅಂದರೆ ಯಾವ ಗತಿ ಅದು? ಬ್ರಹ್ಮಗತಿನೇ ಬೇರೆ ಅಲ್ಲ. ತೆರಪೋ ಅಂದ ಗತಿ ವಿಜಯ ಯಾರು? ಪರಮಾತ್ಮನೇ. ತೆರಪೋ ಈ ಕಾರಣದಿಂದ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಯಾರು? ವಿಷ್ಣುವರನ್ನು ಬೇರೆಯವರಲ್ಲ. ಓಂ ಅನವಸ್ಥಿತೆ ಅಸಂಭವಾಚ್ಯ ಅನೇ ತರಹ ಓಂ. ಇಷ್ಟೆಲ್ಲ ಬಿಟ್ಟು ನಾವು ಅಗ್ನಿ ಎಂಬ ಜೀವನನ್ನೇ ಹೇಳ್ತೇವೆ, ಸೂರ್ಯ ಎಂಬ ಜೀವನನ್ನೇ ಹೇಳ್ತೇವೆ ಅಂತ ಹೇಳಬಾರ. ಅನವಸ್ಥಿತೆ ಅಸಂಭವಾಚ್ಯ ಅನೇ ತರಹ. ಒಬ್ಬ ಜೀವನಿಗೆ ಇನ್ನೊಬ್ಬ ಜೀವನ ನಿಯಮ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಯಾಕೆ? ಅವರು ಜೀವನ ಆಗಿರೋದ್ರಿಂದನೇ. ಒಬ್ಬ ಜೀವನಿಗೆ ಇನ್ನೊಬ್ಬ ಜೀವನ ನಿಯಮನ ಮಾಡಕ್ಕೆ ಬರೋದಿಲ್ಲ. ಈ ಜೀವನಿಗೆ ಇನ್ನೊಬ್ಬ ಜೀವ, ಅವನಿಗೆ ಮತ್ತೊಬ್ಬ ಜೀವ, ಅವನಿಗೆ ಇನ್ನೊಬ್ಬ ಜೀವ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಅನವಸ್ಥಿತಿ ಅಂತ ಹೇಳ್ತಾರೆ. ಒಬ್ಬ ಜೀವನಿಗೆ ತಾನೇ ಮುಕ್ತಿ ಹೋಗೋ ಶಕ್ತಿ ಇಲ್ಲ. ಕಟ್ಕೊಳ್ಳೋದ್ರೆ ತಾನೇ ಬಿಟ್ಕೊಳ್ಳೋ ಶಕ್ತಿ ಇಲ್ಲ. ಯಾಕೆ? ಕಟ್ಕೊಳ್ಳೋದು ಕೊಟ್ಟಿರೋದ್ರಿಂದ. ಅದೇ ರೀತಿಯೇ ಇವತ್ತು ಒಬ್ಬ ಜೀವ ತನ್ನನ್ನೇ ಬಿಡುಗಡೆ ಮಾಡಿಕೊಡ್ತಾರೆ ಅರ್ಥ ಮಾಡಿದ್ರೆ ಅಸಂಭವ. ಜೀವನಿಂದ ಜೀವನಿಗೆ ಹೇಳ್ತಾ ಹೋದರೆ ಅನವಸ್ಥಿತಿ. ಬೇರ್ಕೋ ಜೀವನಿಗೆ ಬಂಧ ಬಿಡತಕ್ಕಂಥ ವ್ಯಕ್ತಿ ಯಾರಾಗಿರಬೇಕು? ವಿಷ್ಣುವೇ ಆಗುತ್ತೆ. ಅನವಸ್ಥಿತಿ ರಸಂಭವಾಚನೆಯ ತರಹ ಓ ಜೀವಸ್ಯ ಜೀವಾನುತ್ತರ ನಿಯಾಮಕತ್ವೇ ಅನವಸ್ಥಿತಿ. ಇದು ತತ್ವ ಸಂಖ್ಯಾಗಳ ಶಿಕಾರಾಯರು ಅಪ್ಲೈ ಮಾಡ್ಕೊಳ್ತಾರೆ. ಇನ್ನು ಹೇಳಿದ ಅರ್ಥ ಇಷ್ಟ ಬಂದ್ಕೊಡ್ತಂತೆ. ಅಲ್ಲಿ ಜನರಲೈಸ್ ಮಾಡ್ತಾರೆ ಶಿಕಾರ. ಹೇಗೆ ಅಂದರೆ ನಾವು ದೇವರ ಜಾತಕ್ಕೆ ಹೋಗ್ಬೇಕು. ಎಲ್ಲ ನಾವಿದ್ದೇವೆ, ಎಲ್ಲ ಜೀವರ ಇರೋದು, ಎಲ್ಲ ಅಸ್ವತಂತ್ರರೇ. ಅಸ್ವತಂತ್ರರಾದ ನಾವೇ ಮನೆ ಕಳ್ಕೊಂಡು ಹೋಗ್ತಾ ಇದ್ದೇವೆ, ಹಾಗಂತ ಹೇಳಬಾರ್ದು ಅಂತ ಕೇಳಿದರೆ ಸಾಧ್ಯ ಇಲ್ಲ. ಒಬ್ಬ ಜೀವನಿಗೆ ಜೀವತ್ವ ಇರೋದ್ರಿಂದ ಜೀವತ್ವ ಇರತಕ್ಕಂಥ ನಮಗೆ ಸೃಷ್ಟಿಯಾದಿಗಳಿಲ್ಲ ಅಂದಮೇಲೆ ಇದು ಎಷ್ಟು ಜೀವರು ಒಪ್ಪಿದರೂ ಕೂಡ ಅವರೆಲ್ಲ ಎಂಥವರು? ನಮ್ಮಂಥವರೇ. ತೇರ್ಕೊಂಡು ಅವ್ರಿಗೆ ಏನಿಲ್ಲ? ಸೃಷ್ಟಿಯಾದಿಗಳು ಇವೆ. ಐದಾರು ಜನ ಜೀವರು, ಉದಾಹರಣೆಗೆ ದೊಡ್ಡ ಬಂಡೆ ಇದೆ, ಒಂದು ಇರುವೆಗೆ ಎತ್ತಕ್ಕಾಗೋದಿಲ್ಲ. ಹೋಗ್ತಾನೆ, ಒಂದು ಎಷ್ಟೇ ಇರುವೆ ಸೇರಿರುತ್ತೆ, ಎಷ್ಟು ಇರುವೆ ಸೇರಿದ್ರು ಅಷ್ಟೇ. ಬಂಡೆ ಬಂಡೆನೇ ಜಿರುವೆ ಇರುವೆನೆ. ಅರ್ಥ ಆಯ್ತಾ? ಈಗ ಒಂದು ಇರುವೆಗೆ ಬಂಡೆ ಎತ್ತಕ್ಕಾಗೋದಿಲ್ಲ ಅನ್ನೋದಲ್ಲದೆ ಲಕ್ಷಾಂತರ ಇರುವೆ ಮತ್ತು ಬಂಡೆ ಎತ್ತಕ್ಕಾಗೋದಿಲ್ಲ ಅಂತ ಹೋಗಿ. ಒಬ್ಬ ಜೀವನಿಗೆ ಸೃಷ್ಟಿಯಾಗಿ ಕರ್ತೃತ್ವ ಆಗೋದಿಲ್ಲ ಅನ್ನೋದು ಯಾರು ಸಾಕ್ಷಿ? ಒಬ್ಬ ಜೀವನಿಗೆ ನಾವೇ ಸಾಕ್ಷಿ. ಅಂತ ಆಯ್ತಾ? ಮತ್ತು ನಾವು ನಮಗೆ ಸಾಕ್ಷಿ ಆಗಿರೋದ್ರಿಂದ ನಮ್ಮಂತೆ ಯಾವ ಜೀವನ ಒಪ್ಪಿದ್ರು ಕೂಡ ಅವರಿಂದ ಸದ್ಗತಿ ಆಗೋದು ಚಾನ್ಸ್ ಇಲ್ಲ. ನಮ್ಮದಿರೋ ಮೇನ್ ಡಿಫೆಕ್ಟ್ ಯಾವುದು? ಅಸ್ವಾತಂತ್ರ್ಯ. ದೇವರು ನಮ್ಮನ್ನು ಕಂಟ್ರೋಲ್ ಮಾಡೋದು ಏನಿರಬಾರ್ದು? ಅಸ್ವಾತಂತ್ರ್ಯ ಇರಬಾರ್ದು. ದೇವರು ದೇವರು ಎಂಥವ್ರು ಸ್ವತಂತ್ರ. ಆಗ ಇನ್ನೊಂದು ಪ್ರಶ್ನೆ ಮಾಡಿ, ಎರಡು ಎಕ್ಸ್ಟೆಂಡ್ ಎರಡು ವಿಚಿತ್ರವಾದ ವಾದಗಳು. ಒಂದು ವಾದ ಏನು ಅಂದರೆ ಎಲ್ಲ ಅಸ್ವತಂತ್ರವೇ. ಅದಕ್ಕೋಸ್ಕರ ಅನವಸ್ಥಿತಿಯ ಸಂಭವಕ್ಕೆ ನೇತರ. ಅಲ್ಲಿ ಅನವಸಂಭವ ದೋಷ ಬರುತ್ತೆ, ಅನವಸ್ಥಿತಿ ದೋಷ ಬರುತ್ತೆ, ಕೊಡೋದಿಲ್ಲ. ಇದೊಂದು ವಾದ. ಎಲ್ಲರೂ ಸ್ವತಂತ್ರವೇ. ಅರಿ ಹೇಳಿ ಹೇಗಿರುತ್ತೆ? ಎಲ್ಲರೂ ಸ್ವತಂತ್ರವೇ. ಅದಕ್ಕೇನು ಹೇಳಬೇಕು? ಅನುಭವ ಇರ್ತಾರೆ, ಸ್ವತಂತ್ರ ಅಲ್ಲ. ಈಗ ಅಷ್ಟ ಸ್ವತಂತ್ರ ಅಲ್ಲ. ಮತ್ತು ಎಲ್ಲ ಚೀಫ್ ಮಿನಿಸ್ಟರ್ ಅಂತ ಗತಿ ಏನಾಗುತ್ತೆ? ಎಲ್ಲ ಚೀಫ್ ಮಿನಿಸ್ಟರ್ ಅಂದ್ರೆ ನೋ ಮಿನಿಸ್ಟರ್ ಅಂದ್ರೆ ಎಲ್ಲ ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೆ? ಪ್ರತಿಯೊಬ್ಬರು ತಲೆ ದೋಸೆ ಮಾಡ್ತಾರೆ. ಕೊನೆಗೆ ವ್ಯವಸ್ಥೆನೇ ಇಲ್ಲ. ಎಲ್ಲ ಅಸ್ವತಂತ್ರ ಅಂದ್ರೆ ಏನು ಡಿಫೆಕ್ಟ್ ಬರುತ್ತೋ ಎಲ್ಲ ಸ್ವತಂತ್ರ ಹಾಗೆ ಡಿಫೆಕ್ಟ್ ಬರುತ್ತೆ. ಇವತ್ತು ಮಿನಿಸ್ಟರ್ ಒಂದೊಂದು ಡೆಪ್ಯೂಟಿ ಚೀಫ್ ಇರ್ಬೋದು, ಆದರೆ ಚೀಫ್ ಮಿನಿಸ್ಟರ್ ಮಾತ್ರ ಚೀಫ್ ಅಷ್ಟೇ. ಇನ್ನೊಬ್ಬರು ಏನು ಅಂತಾರೆ ಅವರನ್ನು? ಡೆಪ್ಯೂಟಿ ಅಂತಾರೆ. ಇವತ್ತು ಚೀಫ್ ಅಂತ ಕರೆಯುತ್ತಿಲ್ಲ, ಡೆಪ್ಯೂಟಿ ಚೀಫ್ ಅಂತಾರೆ. ಮತ್ತೆ ಚೀಫ್ ಆಗೋದಿಲ್ಲ. ತಿರ್ಫೋ ಚೀಫ್ ಅಂಬೋದು ಯಾವ್ದು ಎಷ್ಟಿರಬೇಕು? ಒಂದೇ ಪ್ರೈಮ್ ಮಿನಿಸ್ಟರ್ ಒಬ್ಬನೇ. ಇಬ್ಬರು ಪ್ರೈಮ್ ಮಿನಿಸ್ಟರ್ ಅಂತಿಲ್ಲ, ಪ್ರೈಮ್ ಮಿನಿಸ್ಟರ್ ಒಬ್ಬನೇ. ಸೊ ದೇಶಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್, ರಾಜ್ಯಕ್ಕೆ ಒಬ್ಬ ಚೀಫ್ ಮಿನಿಸ್ಟರ್ ಇರ್ತಾರೆ. ಕರೆಗೆ ಜಗತ್ತಿಗೆ ಎಷ್ಟರ ಸ್ವತಂತ್ರ ಇರ್ತಾರೆ? ಒಬ್ಬನೇ ಸ್ವತಂತ್ರ. ಸ್ವತಂತ್ರವು ಭಗವಾನ್ ವಿಷ್ಣು ಭಾವಾಭಾವ ಉದಯತಾರೆ. ಇವೆಲ್ಲ ಲಾಜಿಕಲ್ ಇಂಪ್ಲಿಕೇಶನ್ಸ್ ಇದೆಲ್ಲ. ಸರಿಗೆ ಅರ್ಥ ಮಾಡ್ಕೊಂಡ್ರೆ ದೇವರು ಇರಲೇಬೇಕು, ಒಬ್ಬನೇ ಇರಬೇಕು. ಮತ್ತೆ ಎರಡನೇ ದೇವರು ಇರಲೇಬೇಕು, ಒಬ್ಬನೇ ಇರಬೇಕು. ದೇವರು ಇಲ್ಲ ಅಂದರೆ ಕಷ್ಟ ನಡೆಯೋದಿಲ್ಲ. ತುಂಬ ಜನ ಇದ್ದರೂ ಹೋಗ್ಲೆಸ್ ಕೆಲಸ ತೂಮಿನಿ ಪಾಯಿಸಿ ಸಿದ್ಧಂತಾರಲ್ಲ. ತುಂಬ ಜನ ಹೆಡ್ ಕುಕ್ಕಳಾಗಿಬಿಟ್ರೆ ಗತಿ ಏನಾಗುತ್ತೆ? ಊಟ ಮಾಡೋದು ಅಷ್ಟು ಕಲಿತೆ ಹೋಗ್ತಾನೆ. ಒಬ್ಬ ಹೆಡ್ ಕುಕ್ ಒಬ್ಬರೇ ಆಗಿರಬೇಕು. ಅದೇ ರೀತಿಯಲ್ಲಿ ಜಗತ್ತಿಗೆ ಪಾಪ ಎಷ್ಟು ಜನ ಇರಬೇಕು? ಏಕೋ ನಾರಾಯಣಾಸ್ತಿ ನ ಬ್ರಹ್ಮಾಚರೇಕ ಅವರ ಕರೆಕ್ಟಾಗಿ ಅರ್ಥ. ಸುಭದ್ರ ಏನ್ ಮಾಡ್ತಾರೆ ಗೊತ್ತೆ, ಎಲ್ಲರೂ ಒಟ್ಟು ಬೇಡ ನಮ್ಗೆ ಕಲಾಕೆ. ಯಾವ ದೇವರುಗಳು ಹೋದ ಅವನ ಸರ್ವತ್ರ ಬಂದರು. ಗಣೇಶನಿಗಳಿಗೆ ಹೋದ ಬೇರೆ ಸರ್ವತ್ರ, ಶಿವನಗಳಿಗೆ ಹೋದ ಬೇರೆ ಸರ್ವತ್ರ, ಕಾಳಿಗಳು ಕಾಳಿಯ ಸರ್ವತ್ರ. ಏನಾಗುತ್ತೆ ಇದು? ಇನ್ನು ಅಯ್ಯೋ ಅಪ್ಪ ಅವೆಲ್ಲ ಅದೇನೆ ಏನು ಸೇರಿಸ್ತಾರೆ ಹಾಗೆಲ್ಲ ಹೇಳಬಾರ್ದು. ಈಕೆ ಜೀವ ಸಾಮ್ಯಾದ ಅಸಂಭವಾಚ್ಯ ನಾವು ಜನ ಜೀವ. ಈ ಯುಕ್ತಿಯಿಂದಾಗಿ ಜೀವನಿಗೆ ಜೀವನೊಂದಿಗೆ ಸಾಮ್ಯ ಇರೋದ್ರಿಂದ ಮತ್ತು ಜೀವ ಜೀವತ್ವ ಹೊಂದಿರೋದ್ರಿಂದ ಅಸಂಭವ, ಆದ್ದರಿಂದ ಅನವರ್ತಿಕೆ ಅಸಂಭವ ದೋಷ ಬರ್ತಾ ಇದೆ. ನಿಯತ ಪ್ರಮಾಣಾಭಾವ, ನಿಯಮ ಪ್ರಮಾಣಾಭಾವ, ನಿಯಮನ ಮಾಡ್ತಾನೆ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಜೀವನನ್ನ ಜೀವನ ನಿಯಮನ ಮಾಡ್ತಾನೆ ಅಂದರೆ ಆಧಾರ ಇಲ್ಲ ಅಂತ ಒಪ್ಪಾಡ್ದು. ಅನೀಶ ಕಲೀಶ್ವರಾಪೇಕ್ಷತ್ವಾಚ್ಯ, ಅನೀಶ್ವರಾಪೇಕ್ಷತ್ವಾಚ್ಯ ಇಲ್ಲಿ ವಾದ ಮಾಡಿದಾಗ ದೇವರೇ ಬೇಕಿಲ್ಲ ಅಂತಕ್ಕಂಥ ನಾಸ್ತಿಕವಾದ ಮಾಡೋದಂತ ಮಾಡಬಾರ್ದು. ಅಂತರ್ಯಾಮಿತ್ವ ಇಲ್ಲ, ಇವತ್ತು ರಾಜ ಇದ್ದಾನೆ ವೃತ್ತೇ ಇರ್ತಾನೆ, ವೃತ್ತೆ ನಿಯಮನ ಮಾಡ್ತಾನೆ ರಾಜ, ಬಟ್ ಒಳಗಿಂದ ನಿಯಮನ ಮಾಡಕ್ಕೆ ಬರೋದಿಲ್ಲ ಅವನು, ಹೊರಗಿಂದ ಮಾಡ್ತಾನೆ ಅಂತೇನೆ, ಹೊಡಿತೇನೆ ಬಡಿತೇನೆ ಅನ್ಬೋದು. ಸೊ ಒಳಗೊಂದು ಮೈಂಡ್ ಚೇಂಜ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಆ ಶಕ್ತಿ ಯಾರಿಗಿದೆ? ದೇವ ಯೋಗ ಪ್ರಚೋದಯ, ದೇವರಿಗಿದೆ. ಒಳಗಿಂದ ಪ್ರೇರೇಪಣೆ ಮಾಡ್ತಾರೆ. ಜಗತ್ತಲ್ಲಿ ಯಾರಿಗೂ ಕೂಡ ಏನಿಲ್ಲ, ಶಕ್ತಿ ಮನಸ್ಸನ್ನು ಪ್ರೇರೇಪಣೆ ಮಾಡೋ ಶಕ್ತಿ ಗಂಡನಿಗೆ ಸಿಗ್ತದೆ. ಗಲಾಟೆನೇ ಆಗ್ತಿದ್ದೀವಿ ನಮ್ಮ ಹೇಳ್ಬೋದು, ಇಬ್ಬರಲ್ಲಿ ಯಾರಿಗಿಬ್ಬರು ಗಲಾಟೆ ದೇವರ ಕೇಸೇ ಬರ್ತಿರಲಿಲ್ಲ. ಇವತ್ತು ಏನಾಗಿದೆ, ಐ ಹೆಲ್ಪ್ ಅಂತ ಇನ್ಕಂಪ್ಯಾಟಿಬಲ್ ಬೇರೆ ಆಗ್ತದೆ ಅಂತ ಹೇಳಿದ್ರು. ದೇವರು ಎಂದೂ ಕೂಡ ಏನು ಮಾಡೋದಿಲ್ಲ, ಯು ಕ್ಯಾನ್ ಡೂ ಎನಿಥಿಂಗ್. ಇಂಥ ಅಂತರ್ಯಾಮಿ ಮತ್ತು ನಿಯಮಬದ್ಧ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಅದನ್ನು ಮೇನ್ ಮಾಡ್ಕೋಬೇಕು. ಸದ್ಧರ್ಮ ಉಪದೇಶ, ಅದು ಯಾರಲ್ಲಿ ಅತ್ಯಂತ ಶ್ರೇಷ್ಠರಲ್ಲಿ ಹೇಳಬೇಕಾದ ಸರ್ವೋತ್ತಮದ ಹೇಳಬೇಕಾದ ಗುಣಗಳಿವೆ ಅದನ್ನು ಹೇಳ್ತಿರೋದ್ರಿಂದ ಪ್ರಕೃತಿಯಾಗಲಿ ಜೀವನ ಆಗಲಿ ಆಗೋ ಸಾಧ್ಯತೆ ಇಲ್ಲ. ಯಾರಾಗಬೇಕಿಲ್ಲಿ ವಿಷ್ಣುವೇ ಆಗಬೇಕು ಅಂತ. ಇತ್ಯಾದಿನ ಅತಿದೈವಾಂಶು ಸದ್ಧರ್ಮ ಉಪದೇಶ. ಸ್ವಲ್ಪ ಲಾಜಿಕ್ ಕೊಡ್ತೀನಿ ನೋಡ್ಬೇಕಾದ್ರೆ. ಸ್ವಲ್ಪ ದೀಪ ಬಂದಿತ್ತು ರಾತ್ರಿ ಹೊತ್ತು, ಒಂದು ದೀಪ ಬಂದಿದೆ. ಅವಾಗ ಏನು ಮಾಡಬೇಕು ಕೆಲವರು ಫ್ಯಾನ್ ಹಾಕೋ ಅಂತ ಕೇಳಿದರು. ಅವಾಗ ಇನ್ನೊಬ್ರು ಏನು ಮಾಡಿದ್ರು, ಹೀಟರ್ ಹಾಕೊಂಡ್ರು, ಬೋರ್ವೆಲ್ ಆನ್ ಮಾಡೋದು ಹೇಳ್ತಾರೆ. ಇದು ಕರೆಂಟ್ ಅಲ್ಲ, ಯು ಪಿ ಎಸ್ ಬರ್ತದೆ, ಡಿಫ್ರೆನ್ಸ್ ಗೊತ್ತಾಯ್ತಾ? ಕರೆಂಟ್ ಆದ್ರೆ ಏನು ಮಾಡುತ್ತದೋ ಎಲ್ಲದೂ ಮಾಡಿ. ಇದು ಏನಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ತಾರೆ, ಸ್ವಲ್ಪ ಮಾಡೋದು ಎಲ್ಲ ಮಾಡೋದಿಲ್ಲ. ಸೊ ಹುಡುಗರು ಎಷ್ಟು ಮಾಡ್ತಾರೆ, ಫ್ಯೂಚರ್ ಮಾಡ್ತಾರೆ, ಎಲ್ಲ ಮಾಡಬೇಕಾದ್ರೆ ಏನಿರೋದು ಫುಲ್ ಕರೆಂಟ್. ಅರ್ಥ ಆಯ್ತಾ? ಯಾವ್ದು ಅಂತರ್ಯ ಆಗುತ್ತೋ ಅದು ಯಾರು ಕೂಡ ಇದೋ, ದೇವರು ವಿಶಿಷ್ಟವಾದ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಆಗ ದೇವರಲ್ಲಿ ಭಕ್ತಿ ಬರುತ್ತೆ. ಅರ್ಥ ಆಯ್ತು? ಭಕ್ತಿ ಬರೋದಿಲ್ಲ. ಯಾರೋ ಒಬ್ಬರು ಇದ್ದಾನೆ, ಇದು ರಿಲೇಟ್ ಬಂದು ಮೈಂಡ್ ಅಂತ ತಿಳ್ಕೊಬೇಕು. ಏನು ಮಾಡ್ಬೇಕು ದೇವ್ರ ಬಗ್ಗೆ ಆಗಿ ತಿಳ್ಕೊಳ್ಬಾರ್ದು. ದೇವರೊಂದು ಆಲ್ ಇನ್ ಆಫ್ ಆ ಬ್ರಹ್ಮಸೂತ್ರ ಓದ್ತಾರೆ. ಅರ್ಥ ಆಗಿದೆ. ಎಲ್ಲ ಶಾಸ್ತ್ರ ಒಂದೇ ಕಡೆ ಸೇರಿ ಹೇಳೋದ್ರಿಂದ ನನಗೆ ಕನ್ಫ್ಯೂಷನ್ ಬರೋದು. ಬರೀ ಓದೋವರೆಗೆ ಆಗಿ ಬಂದುಬಿಡ್ಲ ಓದಿದ್ರೆ ಅದು ಮಾತ್ರ ಅರ್ಥ ಆಗ್ತದೆ. ಇಲ್ಲಿ ಎಲ್ಲ ವಿಷಯಗಳು ಸೇರಿ ಹೇಳ್ಬಿಡ್ತಾರೆ. ಅದರಿಂದ ಸಾರ ಅಂತ ಕೇಳಿದೆ. ಸರ್ವಶಾಸ್ತ್ರಾರ್ಥ ನಿರ್ಣಯ ತದರ್ಥ ನಿರ್ಣಯ ಬ್ರಹ್ಮಸೂತ್ರಂ ಚಕಾರ. ಎಲ್ಲ ಶಾಸ್ತ್ರಾರ್ಥ ನಿರ್ಣಯ ಮಾಡೋದಕ್ಕೋಸ್ಕರ ಬ್ರಹ್ಮಸೂತ್ರ ನಡೆಯುತ್ತಾರೆ. ತಯೋ ಹೇಳ್ತಾರೆ ಯಾವ್ಯಾವ ಧರ್ಮಗಳು ಅಂದರೆ, ಸಹಿ ನತೇ ವಿಷ್ಣು ಜಾಯಮಾನೋ ನ ಜಾತ ತಯೋ ಅಥೋ ಅಶ್ರುತೋ ಅಗತೋ ಅವತೋ ಅನತೋ ಅದೃಷ್ಟೋ ಅವಿಜ್ಞಾತೋ ಅನಾದಂತ ಅವಿಜ್ಞಾತ ಅನಾದಿಷ್ಟ. ಇದೆಲ್ಲ ದೇವರ ವೈಶಿಷ್ಟ್ಯಗಳಿವೆ. ಯಾರಿಂದನೂ ತಿಳಿಯಲ್ಪಡದೇ ಇರೋನು, ಯಾರಿಂದನೂ ಪೂರ್ತಿ ಕೇಳಲ್ಪಡದೇ ಇರೋನು, ಯಾರಿಗೂ ಬಾಗದೇ ಇರೋನು, ಯಾರಿಗೂ ಪೂರ್ತಿ ಕಾಣದೇ ಇರೋನು. ಗೊತ್ತಾಯ್ತು? ಇದೆಲ್ಲ ಗುಣ ಯಾರಿಗಿದ್ರು ದೇವರು ಮಾತ್ರ ಇದೆ. ಸರ್ವೇಶ ಭೂತಾನ ಅಂತರ ಪುರುಷ, ಎಲ್ಲರ ಒಳಗೆ ಅಂತರ್ಯಾಗಿರೋ ಪುರುಷ ಅಂದ್ರೆ ಭಗವಂತ ಒಬ್ಬನೇ ಇತ್ಯಾದಿ ಹೇಳಿದ ಮೇಲೆ ಇಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬಂದಿರತಕ್ಕಂಥ ಅಂತರ್ಯಾಮಿ ಯಾರು ಇರ್ತವೆ? ಅಂತರ್ಯಾಮಿ ಅತಿದೈವಾದಿಷು ಸದ್ಧರ್ಮ ವ್ಯಪದೇಶ. ಸರಿಯಾಗಿ ಉಳ್ಕೋಬೇಕಾಗ್ತದೆ. ಓಂ ನಜ. ನಮಗೇನಾಗುತ್ತೆ, ಎಲ್ಲ ಭಾಷ್ಯ ಓದಿ ಸೂತ್ರಾರ್ಥ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಅಂತಾನೆ ರಾಯರು ತಂತ್ರದೀಪಿಕಾ ಅಂತ ಗ್ರಂಥ ಬರೀತ. ಸೂತ್ರಾರ್ಥ ಮಾತ್ರ ಹಾಗೆ ಉಳ್ಕೋಬೇಕು ಅಂತ ತೋರಿಸ್ತಾರೆ. ಭಾಷ್ಯದೀಪಿಕಾಕಾರರು ಜಗನ್ನಾಥಿಗಳು ಸೂತ್ರದೀಪಿಕಾ ಅಂತ ಬರೀತಾರೆ. ಬರೀ ಸೂತ್ರಾರ್ಥ ಒಂದೇ ಕರೆಕ್ಟ್ ಆಗಿ ಎಷ್ಟೊತ್ತು ಅಷ್ಟೇ. ಅರ್ಥ ಆಯ್ತಾ? ಅದು ಇದೆಲ್ಲ ತಿಳಿದು ಮಾಡೋದು ಭಾಳ ಕಷ್ಟ. ಅದಕ್ಕೋಸ್ಕರ ಆ ರೀತಿ ಹೇಳ್ತಿರ್ತಾರೆ. ಇದೆಲ್ಲ ಓದಿದವರಿಗೆ ಗಮನ ಬಂದರೆ ಸಂತೋಷ, ಅದನ್ನು ಅದಕ್ಕೆ ಕಷ್ಟದಿದೆ. ಎಲ್ಲ ಗ್ರಂಥಗಳು ಸೇರಿ ಬರಬೇಕಾದ್ರೆ ಅವರಿಗೆ ಓಂ ನಜ ಮಾತಂ ಮತಧರ್ಮಾಭಿಲಾಪ. ಅವ್ಯಕ್ತ ಜೀವ ಆಗುವುದು ಅಂದ್ರಲ್ಲ, ಅವ್ಯಕ್ತ ಯಾಕೆ ಆಗಬಾರದು ಅಂದರೆ ಮಾತಂ ಶಬ್ದ ಅವ್ಯಕ್ತ ಅಂತ. ಪ್ರತ್ಯುಕ್ತವಾದದ್ದು ಸ್ಪಾರ್ಕ. ಕೃತಿಗಳು ಅಂದರೆ ಸಾಂಖ್ಯಾದಿ ಕೃತಿಗಳಲ್ಲಿ ಬಂದಿರೋದು ಪ್ರಧಾನ ಪ್ರಕೃತಿ. ಅಂತರ್ಯಾಮಿ ಅಂತ ಅದನ್ನು ಕರಿಬಾರದು. ಪ್ರಕೃತಿನ ಅಂತರ್ಯಾಮಿ ಅಂತ ಕರೆಯಕ್ಕೆ ಬರೋದಿಲ್ಲ. ಯಾಕೆ ಅತಧರ್ಮಾಭಿಲಾಪ, ಪ್ರಕೃತಿಯ ರಕ್ಷಣ ಯಾವುದೇ ಬಂದಿಲ್ಲ. ಬಂದಿರೋದಲ್ಲ ಭಗವಂತ ಲಕ್ಷಣವಾದ್ದರಿಂದ ಪ್ರಕೃತಿಯಿಂದ ಅಪ್ಲೈ ಮಾಡಬಾರದು ಅಂತ ಹೇಳ್ತಾರೆ. ತ್ರಿಗುಣತ್ವಾದಿ ಪ್ರಧಾನ ಧರ್ಮಾನುಷ್ಠೇಯೇ ನಾ ಪ್ರತ್ಯುಕ್ತಂ ಪ್ರಧಾನ ಅಂತರ್ಯಾಮಿ. ಪ್ರಕೃತಿಯ ರಕ್ಷಣೆಯನ್ನು ತ್ರಿಗುಣ ಸಾತ್ವಿಕ ರಾಜಸ ತಾಮಸ ಅಥವಾ ಸತ್ವಗುಣ ರಜೋಗುಣ ತಮೋಗುಣ ಹೊಂದಿರೋದು ಪ್ರಕೃತಿಯ ರಕ್ಷಣ. ಇಲ್ಲಿ ಅದನ್ನು ಹೇಳಿಲ್ಲ. ದೇರ್ಹೋರಿ ಅಂತರ್ಯಾಮಿ ಯಾರಲ್ಲ, ಪ್ರಕೃತಿಯಲ್ಲ. ಪ್ರಕೃತಿಯ ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಏನು? ತ್ರಿಗುಣಾತ್ಮಕವಾಗಿದೆ. ತ್ರಿಗುಣಾತ್ಮಕ ಅಂತ ಹೇಳಿದ್ದ ಆದ್ದರಿಂದ ಪ್ರಕೃತಿ ಅಲ್ಲ. ಇದು ವಿಷ್ಣು ವಿಷ್ಣು ಓಂ ಶಾರೀರಸ್ಯ ಭೇದೇನ ಏನ ವಂದೀಯತೆ. ಜೀವ ಮಾಡ್ಕೊಂಡ್ಬಿಟ್ಟೇವೆಂದರೆ ಜೀವಾಗ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಶಾರೀರ ಅಂದರೆ ಜೀವ, ಶರೀರೇ ಭವ ಶಾರೀರ, ದೇಹದೊಳಗಿರೋಣ. ಈ ಜೀವನೂ ಅಥವಾ ಪ್ರಕೃತಿ ಅಥವಾ ಜೀವಾಗಲಿ ಅಂತ ಹೇಳಿದ್ದಲ್ಲ, ಪ್ರಕೃತಿಯೂ ಆಗೋದಿಲ್ಲ ಜೀವನೂ ಆಗೋದಿಲ್ಲ. ಯಾತಕ್ಕೆ ಅಂದರೆ ಈ ಆತ್ಮನೇ ತಿಷ್ಠನ್ ಆತ್ಮನೋ ಅಂತರೋ ಯಮಾತ್ಮಾನವೇದ ಎತ್ತರಾತ್ಮ ಶರೀರಂ ಯ ಆತ್ಮಾನಂ ಅಂತರೋ ಯಮಯತಿ ಏಷತೆ ಆತ್ಮಾ ಅಂತರ್ಯಾಮಿ ಅಮೃತಃ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾತ್ ಅಂತರೋ ಯಂ ವಿಜ್ಞಾನಂ ನ ವೇದ ವಿಜ್ಞಾನಂ ಶರೀರಂ ಉಭಯೇತಿ ಚಾಚಿನೋ ದೇಹೇನ ಏನಂ ಜೀವಂ ಅಗೀಯತೆ. ಅರ್ಥ ಮಾಡ್ಕೋಬೇಕಲ್ಲ, ಹೇಳುತ್ತಾರೆ ಬರೀ ಕಣ್ಣೊಳಗಿದ್ದಾನೆ ಕಣ್ಣಿಗೆ ಕಾಣೋದಿಲ್ಲ, ಇವರಿಗಿದ್ದಾನೆ ಕಿವಿ ಕೇಳೋದಿಲ್ಲ ಅಷ್ಟೇ ಅಲ್ಲ, ಯಾವ ಆತ್ಮನೊಳಗಿದ್ದಾನೆ ಆತ್ಮನಿಗೆ ಕಾಣೋದಿಲ್ಲ ಅಂತ ಹೇಳಿದ ಮೇಲೆ ಜೀವನ ತೆರೆದುಕೊಂಡ್ಬಿಟ್ಟರು. ಜೀವನೊಳಗೆ ಇದ್ದು ಜೀವನದಿಂದ ತಿಳಿಯಲು ಪಡೆದೇ ಇದ್ದಾನೆ ಮೇಲೆ ಜೀವನ ಶಾಂತೂ ಇಲ್ಲ. ತ್ರಿಗುಣಗಳಿವೆ ಅಂತ ಹೇಳಿಲ್ಲ ಆದ್ರೆ ಪ್ರಕೃತಿ ಅಲ್ಲ, ತ್ರಿಗುಣಗಳಿವೆ ಅಂತ ಹೇಳಿಲ್ಲ ಆದರೆ ಪ್ರಕೃತಿ ಇಲ್ಲ, ಜೀವನೊಳಗೂ ಇದ್ದಾನೆ ಜೀವ ತಿಳಿದಿಲ್ಲ ಅಂದರೆ ಜೀವನೂ ಅಲ್ಲ. ಇದು ಉಳಿದಿದ್ದಾರೆ ವಿಷ್ಣು ಆಗಬೇಕು. ಜೊತೆ ಪ್ರಶ್ನೆ ಅಲ್ಲಿ ಅಧಿಧರ್ಮಾದಿಷು ತದ್ಧರ್ಮ ತದ್ಧರ್ಮಾಭಿಲಾಪ ವಿಶೇಷವಾದಂತಹ ಒಂದು ತಿಳಿಯಲ್ಪಡದಿರಕ್ಕೆ ಮೊದಲಾದ ಗುಣಗಳನ್ನು ಹೇಳಿರೋದ್ರಿಂದ ಅಲ್ಲಿ ಬಂದಿರತಕ್ಕಂಥ ಅಂತರ್ಯಾಮಿ ಯಾರಾಗ್ತಾನೆ, ವಿಷ್ಣುವೇ ಆಗ್ತಾನೆ ಬೇರೆ ಆಗೋದಿಲ್ಲ. ಇತಿ ಅಂತರ್ಯಾಮಿ ಶರೀರ ಹೇಳ್ತಾನೆ, ಶರೀರ ಜೀವನ ಶರೀರ ಅಂತ ಯಾಕೆ ಕರೀತಾರೆ ಶರೀರ ಅಂತ ಕೇಳಿದರೆ ಶೀರ್ಯತೆ ನಿತ್ಯಮೇವಾತ್ಮಾತ್ ಮತ್ತು ಜಗದೀದೃಶ್ಯಂ ರಮತೇ ಚಪರೋತ್ಯಸ್ಮಿನ್ ಶಾರೀರಂ ಸತ್ಯ ತಜ್ಜಗತ್ ಶರೀರಂ ಸತ್ಯ ತಜ್ಜಗತ್ ಇತಿ ವಚನ ನ ಶರೀರತ್ವ ವಿರೋಹ. ಜೀವ ಶರೀರ ಶಾರೀರ ದೇವರೊಳಗಿದ್ದಾನೆ ಪರಮಾತ್ಮನ ಶರೀರ ಶಾರೀರ ಅಂತ ದೇವರಿಗೆ ಹೇಳ್ತರು. ಯಾತಕ್ಕೆ ಅಂದರೆ ಆತರಿಂದ ಜಗತ್ತೆಲ್ಲ ನಾಶ ಹೊಂದ್ತಾ ಇದೆ, ಆತರಿಂದ ಎಲ್ಲ ಜಗತ್ತು ಸುಖ ಕಾಣ್ತಾ ಇದೆ ಮತ್ತು ದೇಹದೊಳಗಿದ್ದು ಪರಮಾತ್ಮ ಎಂಜಾಯ್ ಮಾಡ್ತಾರೆ. ಅದಕ್ಕೆ ದೇವರಿಗೆ ಶಾರೀರ ಅಂತ ಕರೀತಾರೆ. ಅದ್ವೈತ ಭಾಷೆ ಸಾಮಾನ್ಯವಾಗಿ ಶಾರೀರಿಕ ಭಾಷೆ ಅಂತ ಕರೀತಾರೆ. ಅದ್ವೈತಿಗಳು ಶಂಕರ ಭಾಷೆಯನ್ನು ಕರಿಬೇಕಾರೆ ಅಂತ ಕರೀತಾರೆ, ಬ್ರಹ್ಮಸೂತ್ರ ಭಾಷೆ ಅಂತ ಕರೆಯೋದು ಕಡಿಮೆ ಅದು, ಶಾರೀರಿಕ ಭಾಷೆ ಅಂತ ಕರೀತಾರೆ. ಅದು ಕೇಳ್ತಾರೆ ಅದು ಉದ್ದೇಶ ಏನು ಅಂದರೆ ಶರೀರದ ಜೀವ ಆತ್ಮರ ಬಗ್ಗೆ ಹೇಳೋ ಭಾಷೆ ಅಂತ ಅವ್ರ ಅಭಿಪ್ರಾಯ. ಬಟ್ ನಾವು ಶಾರೀರಿಕ ಭಾಷೆ ಅಂತ ಹೋಗ್ತೇವೆ, ನಮಗೇನು ನೀವು ಹೇಳೋದಲ್ಲ. ನಾವು ಪ್ರಕಾರ ಶರೀರದಲ್ಲಿರುವ ಜೀವ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡು ನಮ್ಮ ಪ್ರಕಾರ ಆಗಲ್ಲ. ಶರೀರ ಕೊಡೋನು ಶರೀರ ತೆಗೆಯೋನು ಶರೀರದೊಳಗಿದ್ದು ಎಂಜಾಯ್ ಮಾಡೋದು ಪರಮಾತ್ಮರಾದ್ರಿಂದ ಶಾರೀರಿಕ ಅಂದರೆ ಪರಮಾತ್ಮ ಅಂತ. ಅವ್ರ ಪ್ರಕಾರ ಬರೀ ಆತ್ಮ, ನಮ್ಮ ಪ್ರಕಾರ ಪರಮಾತ್ಮ ಶಾರೀರ. ಇಲ್ಲಿ ಆಚಾರ ಅರ್ಥ ಹೇಳಿದ್ದಾರೆ ಶಾರೀರ ಶಬ್ದಕ್ಕೆ ದೇವರ ಪರ ಅರ್ಥ ಮಾಡಿ ಹೇಳಿರ್ತಕ್ಕಂಥ ಭಾಗ ಶ್ರೀಕಾರ ಸುಧಾರಣೆ ತೋರಿಸ್ತಾರೆ. ಶಾರೀರಕಾರ ವಿಷ್ಣು ಆಗ್ತಾನೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇತಿ ಅಂತರ್ಯಾಮ್ಯಧಿಕರಣ ಮುಂದೆ ಅದೃಶ್ಯತ್ವಾದಿ ಗುಣಾಃ ಅನೋಮುಖಾಃ ಸಹ ಯತ್ ತದದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಷ್ಟು ಶ್ರೋತ್ರಂ ಸತಸದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಭೂತಯೋನಿ ವಿನಶ್ಯಂತಿ ತೀರಾಃ ಇತಿ ಉಕ್ತ್ವಾ ಮುಂಡಕೋಪಟ್ಟ ಸ್ಥಿರ ಮಾತು. ದೇವರನ್ನು ವರ್ಣನೆ ಮಾಡ್ತಾರೆ, ದೇವರೆಂತ ಅಗ್ರಾಹ್ಯ ಅಗೋತ್ರ ಅವರ್ಣ ಕಣ್ಣಿಲ್ಲದವನು ಕಿವಿಲ್ಲದವನು ಕಾಲಿಲ್ಲದವನು ದೇವರು ಹೇಳ್ಬಿಡ್ತಾರೆ. ದೇವ್ರು ಯಾರೋ ಕಣ್ಣಿಲ್ಲ ಕಿವಿ ಇಲ್ಲ ಕಾಲಿಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಇದೆ ಅವರೇ ತಿಳ್ಕೊಂಡು ಕೆಲವರೆಲ್ಲ ನಿರಾಕಾರ ದೇವ್ರು ಏನಿದೆ ನಿರಾಕಾರ ಅಂತ ಅದಕ್ಕೆ ಆಚಾರ ಹೇಳ್ತಾರೆ. ಆಗಲ್ಲ ಅಂತ ಅದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಕಾಲಿಲ್ಲ ಅಂದರೆ ನಮ್ಮಂಥ ಕಣ್ಣು ಕೈಕಾಲು ಕಿವಿ ಇಲ್ಲ, ನಮ್ಮ ಕಣ್ಣು ಕೈಕಾಲಿಗೆ ಅಂತವು ಡಾಕ್ಟರ್ ಹೋಗುತ್ತೆ. ಇಂಥವು ದೇವರಿಗೆ ದೇವರಿಗೆ ಯಾವುದಿಲ್ಲ, ನಶ್ವರ ಇರೋದು ಪ್ರಾಕೃತಿಕ. ದೇವರಿಗೆ ಇಂಥ ಕಂಡ ಕಾಲಗಳಿಲ್ಲ ಅಂತ ಹೇಳಬೇಕು ಹೊರತು ದೇವರಿಗೆ ಇದೇ ಇಲ್ಲ ಅಂತ ಹೇಳ್ಬೋದು. ತುಂಬ ಜನ ದೇವರು ನಿರಾಕಾರ ಅಂತ ಕರೆಯಕ್ಕೆ ಇಂಥ ವಾಕ್ಯಗಳ ಕಾರಣ, ಇಂಥ ವಾಕ್ಯಗಳಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ ದೇವರು ಸಾಕಾರ, ಅವರಿಗೆ ಕಲ್ಯಾಣತಮವಾದಂತಹ ಅಪ್ರಾಕೃತವಾದ ದೇಹ ಇದ್ದೇ ಇದೆ. ಅದು ನಮ್ಮಂಥ ನಶ್ವರವಾದ ದೇಹ ಇಲ್ಲ, ಪ್ರಾಕೃತ ದೇಹ ಇಲ್ಲ. ಅದಿದು ಮುಖ್ಯವಾದ ಅಭಿಪ್ರಾಯ, ಅದು ಮರಿಬಾರದು. ಇತ್ಯುಕ್ತ ಯಥೋರ್ಣನಾಭಿ ಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಘೋಷಣಯ ಸಂಭವಂತಿ ಯಥಾ ತಥಃ ಪುರುಷಾ ಕೇಶ ಲೋಮಾನಿ ತಥಾ ಅಕ್ಷರಾ ಸಂಭವತೀಹ ವಿಶ್ವಂ ಇತ್ಯುಕ್ತ್ವಾ ತಸ್ಮಾಚ್ಯ ಅಕ್ಷರಾ ಪರತಃ ಪರಃ ಇತಿ ಪರ ಪ್ರತೀಯತೆ ಇತ್ಯತೋ ಅಬ್ರವೀ ಓಂ ಅದೃಶ್ಯತ್ವಾದಿ ಗುಣಗೋ ಧರ್ಮೋಕ್ತೇ. ಹೇಳ್ತಾರೆ ವಿಷ್ಣು ಜಗತ್ ಕಾರಣನಲ್ಲ, ಯಾಕೆಂದರೆ ವಿಷ್ಣುವಿಗೆ ಏನಂತ ಗುಣ ಹೇಳಿದ್ದೀನಿ ಈಗ ಅದೃಶ್ಯತ್ವಾದಿಗಳು ಅಂತ ಹೇಳಿ ಅದಂತ ಅದೃಷ್ಟತ್ವಾದಿ ಗುಣಗಳನ್ನ ಯಾವುದಕ್ಕೆ ಹೇಳಿದ್ದಾರೆ, ಈ ಪ್ರಕೃತಿಗೆ ಬೇರೆದಕ್ಕೆಲ್ಲ ಹೇಳ್ತಾ ಇದೆ, ವಿಷ್ಣುವಿಗೆ ಹೇಳಬೇಕಾದ ಕಾರಣ ಇಲ್ಲ. ದೃಷ್ಟಾಂತ ಕೊಡ್ತಾರೆ, ಒಂದು ಜೇಡರ ಹುಳು ಏನು ಸೃಷ್ಟಿ ಮಾಡುತ್ತದೆ, ತನ್ನ ದೇಹದಿಂದನೇ ತೆಗೆದು ಹೇಗೆ ಬಲೆ ಕಟ್ಟುತ್ತೋ ದೇವರು ಹಾಗೆ ಮಾಡ್ತಾರೆ ಅಂತ ಹೇಳಿದ್ದೆ ಗೊತ್ತಾಯ್ತಾ. ಅದು ಪುರುಷರಿಂದ ಕೇಶ ಲೋಭಗಳು ಬರುತ್ತಲ್ಲ ಹಾಗೆ ಅಕ್ಷರದಿಂದ ಎಲ್ಲ ಹುಡ್ತಾ ಇದೆ ಅಂತ ಹೇಳಿದ್ದೆ. ಈ ಜಗಜ್ಜನ್ಮಾರಿ ಕರ್ಸೋದು ಯಾರಿಗೆ ಬಂದ ಹಾಗೆ ಈಗ ಯಾರೋ ಒಂದು ಬೇರೆಯವನಿದ್ದಾನೆ ಅವನಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನೀವೇನು ಹೇಳ್ತಾ ಇದ್ದೀರಿ, ವಿಷ್ಣುವಿನಿಂದ ಅಂತ ಹೇಳಿ, ಅದರಿಂದ ಸರಿಯಲ್ಲ ಅಂತ ಹೇಳಿದೆ. ಅದಕ್ಕೆ ಸರ್ವಧರ್ಮ ಇದೆ ಗೊತ್ತಾಯ್ತಾ. ಈ ಅದೃಷ್ಟತ್ವಾದಿ ಧರ್ಮಗಳು ಅನ್ಯಗತ ಯಾಕಾಗಬಾರದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಓಂ ಅದೃಷ್ಟತ್ವಾದಿ ಗುಣಕೋ ಅದೃಷ್ಟತ್ವಾದಿ ಗುಣಗಳನ್ನು ಹೊಂದಿರೋದು ಮುಖ್ಯವಾಗಿ ವಿಷ್ಣುವೇ ಹೊರತು ನಿಮ್ಮ ಬೇರೆ ಪದಾರ್ಥಗಳಲ್ಲ. ಪೃಥ್ವಿ ಸಂಭವೀಹ ಸವಿಶ್ವ ಪರಂ ತತ್ಪರತಃ
ಸಿಂಪಲ್ ಆಗಿ ಜನ ಕಟ್ಟಾಗ ಹೇಳ್ತಾರೆ. ಐದೇ ಸಾವಿರ ಕೊಟ್ಟು ದೊಡ್ಡ ಕ್ಯೂ ಇರುತ್ತದೆ,
ನೀವು ದ್ರೌಪದಿ ಲಕ್ಷಾಂತರ ಜನಕ್ಕೆ ನೀವು ಜಾಗೃತ ಆತರ ಸೇರ್ತಾರೆ, ಅರ್ಥ ಆಯ್ತಾ? ಯಾಕಂದ್ರೆ ಜನಕ್ಕೆ ಗೊತ್ತೇ ಇಲ್ಲ, ಮೋಟ ಐದಾರು ಕೊಡೋದಲ್ಲ ಅದಕ್ಕಿಂತ ಹೆಚ್ಚಾಗಿ. ಇವರಿಗಾಗಿ ನಮಗೆ ಕೊಡೋದು ಯೋಚನೆ ಮಾಡೋದೇ ಇಲ್ಲ, ಇವರಿಗಾಗಿ ನಮಗೆ ಯಾರು ಹೇಳಿದ್ರೆ ನನ್ನ ಉಪನ್ಯಾಸ ಕೇಳಿ ವಾರ ನೀವು ಅಪ್ರೋಶಿನ್ಯಾಗ ಆಗಿರ್ತೀರಿ ಅಂತೇಳಿ ಯಾರು ನನ್ನ ಉಪನ್ಯಾಸ ಒಂದು ವಾರ ಕೇಳಿ ಅಪ್ರೋಶಿನ್ಯಾಗ ಆಗ್ತೀರಿ ಕೇಳೋದು ನಿಮಗೆ ಆಗಿಲ್ಲ ನಮಗೆ ಹೇಳ್ತೀರಿ ನಿಮಗೆ ನಮ್ಮ ಉಪನ್ಯಾಸ ಅಪ್ರೋಶನ ಆಗಿದೆ ನಿಮಗೆ ಯಾಕಾಗಿಲ್ಲ ಇನ್ನೂ ಕೂಡ ಜನ ಅರ್ಥ ಆಗೋದಿಲ್ಲ. ಆ ಕಲ್ಲು ಮೊಸರು ಎಷ್ಟು ಜನ ಬರ್ತಾರೆ ಅದು ಬಂಗಾರ ಕೊಟ್ಟು ಡಬಲ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು ನೀರು ಯಾಕೆ ಡಬಲ್ ಮಾಡ್ಕೊಡ್ತೀವಿ ಅಂದ್ರೆ ನಮ್ಮ ಬಂಗಾರ ಯಾಕೆ ನಿಮಗೆ ನೀರೇ ಮಾಡ್ಕೊಂಡು ಆರಾಮಾಗಿ ಹೋಗೋಲ್ಲ ಕೇಳೋದಿಲ್ಲ ತೋರಿಸ್ಕೊಂಡಿರ್ತಾರೆ ಮೋಸ ಹೋಗ್ಬಿಟ್ಟರಿಂದ ಇದು ಅದೇ ಜೊತೆ ತೋರಿಸ್ತಾರೆ. ಇವಾಗಲೂ ಕೂಡ ಈ ಮೋಕ್ಷ ಕೊಡೋದಕ್ಕೆ ಅಂತಕ್ಕಂಥ ಶಕ್ತಿ ಇರೋದು ಯಾರನ್ನೇ ವಿಷ್ಣುವಿಗೆ ಮಾತ್ರ. ಆದ್ದರಿಂದ ವಿದ್ಯೆ ಅಂದರೆ ಯಾವುದು ವಿಷ್ಣು ತಿಳಿಸ್ಕೊಟ್ರೆ ಮಾತ್ರ, ಪಾಸ್ ಆಗೋ ಪುಸ್ತಕರೇ ಟೆಕ್ಸ್ಟ್ ಬುಕ್, ಇದು ಟೆಕ್ಸ್ಟ್ ಬುಕ್ ಅಲ್ಲ. ಮೋಕ್ಷ ಕೊಡಿಸಿದ್ರೆ ಜ್ಞಾನ, ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ಬೇರೆ ಯಾವುದು ಕೂಡ ಜ್ಞಾನ ಅಲ್ಲ. ತತ್ರ ಏ ವೇದ ಯಾನ್ಯಂಗಾನಿ ಮತ್ತೆ ಹೇಳ್ತಾರೆ ವಿದ್ಯೆಗಳು ಎರಡು ವಿಧ, ಎರಡನ್ನು ಕರಿಬೇಕು, ಪರ ಮತ್ತು ಅಪರ ಅಂತ ಕರೀತಾರೆ. ಪರ ಮತ್ತು ಅಪರ, ತತ್ರ ಏ ವೇದ ವೇದ ಯಾನ್ಯಂಗಾನಿ ಯಾನ್ ಉಪಾಂಗಾನಿ ಯಾನಿ ಪ್ರತ್ಯಂಗಾನಿ ಸಾ ಅಪರ, ವೇದಗಳು ವೇದಾಂಗಗಳು ಎಲ್ಲ ಏನವು ಅಪರ ವಿದ್ಯೆ. ಮತ್ತು ಪರವಿದ್ಯೆ ಅಂದರೆ ಯಾವುದು, ಯಾವುದು ದೇವರನ್ನು ತಿಳಿಸ್ಕೊಡುತ್ತಲ್ಲ ಅದೇ ಪರವಿದ್ಯೆ. ವೇದಾಧ್ಯಯನ ಪಟಪಟಪಟ ಮಾಡಿಬಿಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೆ ಹೇಳ್ತಾನೆ ಅವನಿಗೆ ನಾಸ್ತಿಕ ದೇವರ ಬಗ್ಗೆನೇ ಜ್ಞಾನ ಇದೆ. ಅವನೇನಲ್ಲ ವಿದ್ಯಾವಂತನಲ್ಲ, ಅಪರ ವಿದ್ಯೆ ಪರವಿದ್ಯೆ ಅಲ್ಲ. ಆದರೆ ವೇದವನ್ನು ಓದ್ತಾನೆ ಹರಿದೇವ ಪರವಂತ, ಅವನು ವಿದ್ಯಾವಂತ. ಆದರೆ ಒಂದೇ ವೇದದಿಂದ ದೇವರು ತಿಳ್ಕೊಳ್ಳೋದಕ್ಕೂ ಬರುತ್ತೆ, ತಿಳ್ಕೊಳ್ಳದೇ ಇರೋದಕ್ಕೂ ಬರುತ್ತೆ. ನಾಸ್ತಿಕನಾಗಿ ವೇದ ಅಧ್ಯಯನವನ್ನು ಮಾಡಿದರೆ ಅದು ಅಪರ ವಿದ್ಯೆ. ಬೇರೆ ಎಷ್ಟೋ ವಿಷಯ ಗೊತ್ತಿದೆ ಅವನು, ಏನಿಲ್ಲ ಅಂತಲ್ಲ, ದೇವ್ರ ಬಗ್ಗೆ ಮಾತ್ರ ಗೊತ್ತಿಲ್ಲ. ದೇವ್ರ ಬಗ್ಗೆ ಮಾತ್ರ ಗೊತ್ತಿಲ್ಲದೆ ಹೋದರೆ ಉಡಿದು ಓದಿದ್ರಲ್ಲ, ವೇದಾದಿ ಶಾಸ್ತ್ರ ಓದಿದ್ರೆ ಅಪರ ವಿದ್ಯೆನೇ. ದೇವ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಅದು ಪರವಿದ್ಯೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪರವಿದ್ಯೆ ಅಪರವಿದ್ಯೆ ಅಂತ ಎರಡು ಭಾಗ ಮಾಡ್ತಾರೆ. ಬ್ರಹ್ಮಸೂತ್ರ ಎಂಥದ್ದದು ಅತ್ಯುತ್ತಮ ಪರವಿದ್ಯೆ, ಮತ್ತೆ ಪರವಿದ್ಯೆಗಳು ಇದಕ್ಕಿಂತ ದೊಡ್ಡ ಪರವಿದ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ಅಕ್ಷರದಲ್ಲೂ ಕೂಡ ಇದೆ ಒಂದು ಇದು ಮೇಲೆ ಮಾತು ಬರ್ತಾರೆ. ವಾಯುಪ್ರಾಣದಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರ ಪಾರಾಯಣ ಮಾಡಿದ ಎಷ್ಟು ಪುಣ್ಯ ಬರ್ತದೆ ಅಂದರೆ, ಗಾಯತ್ರಿ ಶತಜಂ ಫಲ, ನೂರು ಗಾಯತ್ರಿ ಮಂತ್ರ ನೂರು ಸರ್ತಿ ಹೇಳಿದ ಫಲ ಬರ್ತದೋ ಬ್ರಹ್ಮಸೂತ್ರ ಅಕ್ಷರ ಅಕ್ಷರಕ್ಕೆ ಫಲ ಬರ್ತದೆ. ನಿನ್ನೆ ಕೇಳಿದಲ್ಲ, ಒಂದು ಬ್ರಹ್ಮಸೂತ್ರ ಭಾಷ್ಯದ ಯಾವುದೇ ಅಕ್ಷರವನ್ನು ಬರೆದ್ರೆ ಗಂಗಾ ತೀರದೊಳಗೆ ವಿಷ್ಣು ದೇವಸ್ಥಾನ ಕಟ್ಟಿದ ಪುಣ್ಯ ಬರ್ತದೆ ಅಂತ ಹೇಳಿದ್ರಿಂದ ಇನ್ನೊಂದು ರೀತಿ ಹೇಳ್ತಾರೆ ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ. ಅದಾಯಿತು, ಬ್ರಹ್ಮಸೂತ್ರ ಬಗ್ಗೆ ಹೇಳ್ತಾರೆ ಬ್ರಹ್ಮಸೂತ್ರವನ್ನು ಪಾರಾಯಣ ಮಾಡಿದರೆ ಅಕ್ಷರ ಅಕ್ಷರಕ್ಕೆ ನೂರು ಗಾಯತ್ರಿ ಜಪ ಮಾಡಿದ ಪುಣ್ಯ ಬರ್ತದೆ. ನಾ ಬುದ್ಧಿವಂತರ ಮೇಲೆ ಗಾಯತ್ರಿ ಜಪ ಕ್ಯಾನ್ಸಲ್ ಮಾಡಿ ಹೇಳಿಬಿಟ್ರೆ ಅಲ್ಲ, ಗಾಯತ್ರಿ ಜಪ ಮಾಡಿ ಮಾಡಿದ್ರೆ ಬರ್ತದೆ ಬರೋದ್ರಲ್ಲಿ, ಗಾಯತ್ರಿ ಜಪ ಮಾಡಿ ಬ್ರಹ್ಮಸೂತ್ರ ಪಾರಾಯಣ ಮಾಡಿ ಬರ್ತದೆ ಹೊರತು ಇದೋರು ಎಲ್ಲ ಸಿಂಪಲ್ ಮಾಡಿಬಿಟ್ಟು ಗಾಯತ್ರಿ ಜಪ ಕ್ಯಾನ್ಸಲ್ ಆಗೋದು ಭಾಳ ಡೇಂಜರ್ ಅಂತ ಹಾಗೆ ಮಾಡೋದಿಲ್ಲ. ತತ್ಕರ್ವ ಹರಿದೋಷಮ್ಯ ಅಥ ಪರಾ ಯಯಾಸ ಹರಿದ ವೇದಿತವ್ಯ, ದೇವರನ್ನು ತಿಳಿಸ್ಕೊಡೋದೇ ಪರವಿದ್ಯ. ಅಥವ ಅದೃಶ್ಯೋ ನಿರ್ಗುಣಸ್ಥ ಪರಃ ಪರ, ದೇವರು ಯಾರ ಪರ ಅದೃಶ್ಯ, ಅದೃಶ್ಯತ್ವಾದಿ ಗುಣಕಃ ಅಂತ. ದೇರ್ಫೋ ಇದೆಲ್ಲ ವಾಕ್ಯ ನೋಡಿದಾಗ ತದ್ಧರಸ್ತೇನ ಅವಗತ ಪರವಿದ್ಯಾ ವಿಷಯತ್ವೋಕ್ತೇ ವಿಷ್ಣುರೇವ ಅದೃಶ್ಯತ್ವಾದಿ ಗುಣಕಃ. ಪರಮ ಪರವಿದ್ಯಾ ವಿಷಯಕ್ಕೆ ಪರವಿದ್ಯಾ ವಿಷಯವನ್ನಾಗಿ ವಿಷ್ಣುವನ್ನೇ ಹೇಳಲ್ಪಟ್ಟು ವಿಷ್ಣುವೇ ಹೇಳಲ್ಪಟ್ಟಿರೋದರಿಂದ ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿರೋನು ಯಾರು ಅಂದರೆ ವಿಷ್ಣುವೇ ಆಗಿದ್ದಾನೆ. ಓಂ ವಿಶೇಷಣ ಭೇದ ವಿಶೇಷಾಧ್ಯಾಧ್ಯ ನೇತರ ಓಂ. ಇನ್ನು ಬೇರೆ ಪ್ರಕೃತಿಯಾಗಲಿ ಬ್ರಹ್ಮದೇವರಾಗಲಿ ಆಗಲಿ ಸಾಧ್ಯತೆ ಇಲ್ಲ. ಯಾಕೆ ವಿಶೇಷಣ ಭೇದ ವಿಶೇಷಾಧ್ಯ ಒಂದು ಅಬ್ಜೆಕ್ಟಿವ್ ಹಾಕಿದ್ದಾರೆ, ಸೇರ್ಪರು ಪ್ರಕೃತಿ ಅಲ್ಲ, ಭೇದ ಹೇಳಿದ್ದಾರೆ. ಅದಕ್ಕೆ ಬ್ರಹ್ಮದೇವರಲ್ಲ ಎಸ್ ಸರ್ವಜ್ಞ ಸರ್ವವಿತ್ ನಿತ್ಯ ಜ್ಞಾನಮಯಂ ತಪಃ ವಿಶೇಷಣಾತ್ ನ ಪ್ರಕೃತಿ. ದೇವರನ್ನು ಸರ್ವಜ್ಞ ಸರ್ವವಿತ್ತು ಅಂತ ಕರೆದ ಮೇಲೆ ಪ್ರಕೃತಿಯಾದ ಚಾನ್ಸಿಲ್ಲ. ಸರ್ವಜ್ಞ ಸರ್ವವಿತ್ತ ಇರೋದು ಯಾರಿಗೆ? ವಿಷ್ಣು ಒಬ್ಬನಿಗೆ. ತಸ್ಮಾದ ಏತದ್ ಬ್ರಹ್ಮ ನಾಮ ರೂಪಂ ಅನ್ನಂಚ ಜಾಯತೆ ಇಲ್ಲಿ ಭೇದ ವಿಪದೇಶ ನ ವಿಂಚ. ಈತನಿಂದ ಬ್ರಹ್ಮದೇವ್ರು ಹುಡ್ತಾರೆ ಅಂತ ಹೇಳಿದ ಮೇಲೆ ಇನ್ನು ಬ್ರಹ್ಮದೇವರಾದ ಚಾನ್ಸೆ ಇದೆ. ಈತನಿಂದ ಬ್ರಹ್ಮದೇವ್ ಹುಟ್ಟು ಬರ್ತಾರೆ, ಹುಟ್ಟು ಬರಬೇಕಾದ್ರೆ ಬ್ರಹ್ಮದೇವರಿಂದ ಬೇರೆ ಅಂತ ಆಯ್ತಾ ಇಲ್ಲ. ದೇರ್ಫೋ ಪ್ರಕೃತಿನೂ ಅಲ್ಲ, ಸರ್ವಜ್ಞತ್ವಾದಿ ವಿಶೇಷಣ ಹಾಕಿರೋದಿಲ್ಲ, ಬ್ರಹ್ಮದೇವರಲ್ಲ ಭೇದ ಹೇಳಿರೋದಿಲ್ಲ. ಆದ್ದರಿಂದ ವಿಷ್ಣುವೇ ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿದವನು, ಬೇರೆಯವರಲ್ಲ. ಅಪರಂ ತತ್ಕರಂ ಯಾತ ಪ್ರಕೃತಿ ಜಡರೂಪಿಕಾ ಶ್ರೀಪರಾ ಪ್ರಕೃತಿ ಪ್ರೋಕ್ತ ಏತರ ವಿಷ್ಣು ಸಂಶಯ ಪಾವಕ್ಷರಂ ಪರಂ ಪ್ರಾಹು ಪರತ ಪರಮಕ್ಷರಂ ಕಡಿಮೆವಾಗಿರ ಗುಣಂ ಅಕ್ಷರ ತ್ರಯವೀರಿತ ಕಾಂತೇ ಅಕ್ಷರಾಭಿಧಾರ ಅಕ್ಷರ ಪರತಃ ಪರ ಇತ್ಯಪಿ ವಿಶೇಷಣಮೇವ. ಹೊಸ ವಿಷಯ ಹೇಳ್ತಾರೆ. ಅಕ್ಷರ ನಿಮಗೆ ಅಕ್ಷರ ಅಂತ ಯಾರು ಗೊತ್ತಿದ್ದಾರೆ? ಒಂದು ಸಾಮಾನ್ಯವಾಗಿ ಕೂಟಸ್ಥ ಅಕ್ಷರ ಉಚ್ಯತೆ ಲಕ್ಷ್ಮೀದೇವಿ ಗೊತ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಅಕ್ಷರದ ಮೂರು ಜನ ಇದ್ದಾರೆ. ಅಕ್ಷರ ಅಂತ ಮೂರು ಇದ್ದಾರೆ. ಯಾರ್ಯಾರು? ಅಪರಂತು ಅಕ್ಷರಂ ಯಾಸ ಪ್ರಕೃತಿ ಜಡ ರುಚಿ. ಹಾ, ಜಡ ಪ್ರಕೃತಿ ಏನಂತ ಕರೀತಾರೆ? ಅಪರಾಕ್ಷರ ಅಂತ. ಅಪರಾಕ್ಷರ ಆಮೇಲೆ ಶ್ರೀ ಪರಾಪ್ರಕೃತಿ ಪ್ರೋಕ್ತ ಚೇತನ ವಿಷ್ಣು ಸಂಶಯ. ಮಹಾರಾಷ್ಟ್ರ ಏನಂತ ಕರೀತಾರೆ? ಪರಾಕ್ಷರ ಅಂತ ಕರೀತಾರೆ. ತಾಮಕ್ಷರಂ ಪರಂಪ್ರಾಹು. ಪರತಃ ಪರಮಕ್ಷರಂ ಅಂದ್ರೆ ಯಾರು? ಅಪರಾಕ್ಷರ, ಪರಾಕ್ಷರ, ಪರತಃ ಪರಾಕ್ಷರ, ಮೂರು ಅಕ್ಷರರಿದ್ದಾರೆ. ಇಲ್ಲಿ ಅಕ್ಷರ ಪರತಾತ್ಪರ ಪರತಾತ್ಪರ ಅಂತ ಕರೆದಿದ್ದರಿಂದ ಈ ಅಕ್ಷರ ಯಾರು? ವಿಷ್ಣುವೇ ಆಗಿದ್ದಾನೆ. ತಾಮಕ್ಷರಂ ಪರಂಪ್ರಾಹು ಪರತಃ ಪರಮಕ್ಷರಂ ಹರಿಮೇವ ಕೆಲ ಗುಣಂ ಅಕ್ಷರ ಸ್ವಯಂಗೀತಂ. ಈಗ ಮೂರು ಅಕ್ಷರಗಳಿವೆ. ಹರಿಯೇ ಪರಮಾಕ್ಷರನಾಗಿದ್ದಾನೆ, ಪರತಃ ಪರಾಕ್ಷರನಾಗಿದ್ದಾನೆ. ಇತಿ ಸ್ಕಾಂದೇ ಅಕ್ಷರಾಭಿಧಾನಾತ್ ಅಕ್ಷರಾತ್ ಪರತಃ ಪರಃ ಇತ್ಯಪಿ ವಿಶೇಷಣಮೇವ. ಈಗ ಸ್ಕಂದ ಪುರಾಣದಲ್ಲಿ ಮೂರು ವಿಧ ಅಕ್ಷರರಿದ್ದಾರೆ ಅಂತ ಹೇಳಿದ್ರಿಂದ ಅಕ್ಷರಾತ್ ಪರತಃ ಪರಃ ವಿಷ್ಣು ಇದ್ದಾನೆ, ಅವನಿಂದ ವಿಶ್ವ ಬರುತ್ತೆ ಅಂತ ಹೇಳಿದರೆ ವಿಷ್ಣುವಿನಿಂದ ವಿಶ್ವ ಬರುತ್ತೆ ಅಂತ ಆಯ್ತು ಹೊರತು ಇನ್ನೊಬ್ರು ಯಾರೋ ಇದ್ದಾರೆ ವಿಷ್ಣು ಬರ ಅವರಿಂದ ವಿಶ್ವ ಬರುತ್ತೆ ಅಂತ ಅರ್ಥ ಆಗೋದಿಲ್ಲ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅನ್ಯ ಮಹಿಮಾನಂ ಇತಿ ಗೀತ ಶೋಕ ಇತಿ ಭೇದ ವಿಪರೀತ ನೀಚ ಪದ ಪ್ರಾಪ್ತೋ ಅಪಿ ನ ರುದ್ರಹ. ನೋಟ್ ಹಾಕಿರಿ, ಮತ್ತೊಂದು ನೋಟ್ ಹಾಕಿರಿ. ಈ ರುದ್ರದೇವರು ತಗೊಳ್ಬಾರ್ದು, ಪ್ರಕೃತಿನೂ ಅಲ್ಲ, ಬ್ರಹ್ಮದೇವರು ಅಲ್ಲ, ರುದ್ರದೇವರು ಅಲ್ಲ. ಯಾತಕ್ಕೆ ಅಂದರೆ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ, ಇನ್ನೊಬ್ಬ ಈಶ ಇದ್ದಾರೆ ಆತನ ನೋಡಿದಾಗ ಮುಕ್ತ ಮುಕ್ತನಾಗ್ತಾನೆ ಅಂತ. ಈಶ ನೋಡಿದ್ರಾಗುತ್ತೆ ಅನ್ಯಮೀಶಂ ಅಂತ ಹೇಳಿದ್ರಿಂದ ಡಿಫರೆಂಟ್ ರುದ್ರದೇವರಿದ್ದಾರೆ. ಡಿಫರೆಂಟ್ ರುದ್ರ ಅಂದರೆ ಮಹಾವಿಷ್ಣು, ಗೊತ್ತಾಯ್ತಾ? ರುದ್ರೋ ಬಹುತಿರ ಬಬ್ಬು. ಈ ರುದ್ರದೇವರು ಅತ್ತವರು, ಆ ವಿಷ್ಣು ಅಳತಕ್ಕಂಥವನಲ್ಲ. ಆದ್ದರಿಂದ ಬ್ರಹ್ಮದೇವರು ಆಗದ ರುದ್ರದೇವರು ಆಗೋದಿಲ್ಲ. ಇತಿ ಭೇದ ಪ್ರದೇಶ ಈಶ ಪದ ಪ್ರಾಪ್ತೋಪಿನ ರುದ್ರ. ಈಶ ಪದದಿಂದ ರುದ್ರದೇವರನ್ನು ತಗೊಳ್ಬಾರ್ದು. ರೂಪೋಪನ್ಯಾಸಾಖ್ಯವು ಅಕ್ಷರ ಮೂರು ವಿಧ ಇದ್ದಾರೆ ಅಂತ ಗೊತ್ತಾದಾಗ ಮಣಿಮಂಜರಿ ಶೋಕ ಅರ್ಥ ಆಗ. ಒಂದೇ ಗೋವಿಂದ ಆನಂದ ಜ್ಞಾನದೇಹಂ ಪತಿಂ ಶ್ರಿಯ ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ ಅಂತ ಹೇಳಿದ. ಅಲ್ಲಿ ಬರೀ ಅಕ್ಷರಂ ಅಂದ್ರೆ ಯಾರು ಹೇಳ್ತಿದ್ರು? ಈ ಮೂರು ಜನರು ಯಾರು ಬೇಕಾದ್ರೆ ಆಗ್ತದೆ. ಅಪರಾಕ್ಷರ ಪ್ರಕೃತಿ, ಪರಾಕ್ಷರ ಮಹಾಲಕ್ಷ್ಮಿ, ಪರಮಾಕ್ಷರ ನಾರಾಯಣ. ಅದಕ್ಕೇನೆ ಪರಮಾಕ್ಷರ ಅಂದ್ರೆ ಒಂದೇ, ಪರತಃ ಪರಾಕ್ಷರ ಅಂದ್ರೆ ಒಂದೇನೆ. ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಪರಮಾಕ್ಷರಂ. ಮಣಿಮಂಜರಿ ಆ ಶ್ಲೋಕದ ತಾತ್ಪರ್ಯ ತಿಳಿಯಬೇಕಾದ್ರೆ ನೋದಿರಬೇಕು. ಇದು ಭೇದ ಪ್ರದೇಶ ಬೀಜ ಪದ ಪ್ರಾಪ್ತೂಪಿನ ರುದ್ರ. ಮತ್ತೆ ರೂಪ ಇಲ್ಲ, ರೂಪ ಇಲ್ಲ ಅಂತ ಹೇಳಿದರೆ ಅಂದರೆ ಅದು ತಪ್ಪು. ರೂಪೋಪನ್ಯಾಸಾಚ್ಯಾವು, ದೇವರಿಗೇನಿದೆ? ರೂಪ ಇದ್ದೇ ಇದೆ, ದೇವರಿಗೆ ರೂಪ ಇದ್ದೇ ಇದೆ. ಆ ನಮ್ಮಂಥ ರೂಪ ಇಲ್ಲ. ಯದಾ ಪಶ್ಯ ಪಶ್ಯತೆ ಬ್ರಹ್ಮವರ್ಣಂ ಸಂಸಾರಭೀಷಂ ಬ್ರಹ್ಮಯೋನಿಂ. ಯದಾ ಪಶ್ಯ ಅಂದರೆ ಜೀವ, ಯಾವನು ಜೀವನು ರುಕ್ಮವರ್ಣನಾದ ಒಂದು ಚಿನ್ನದ ಬೈಬಣ್ಣದ ಪರಮಾತ್ಮನನ್ನು ಕಾಣ್ತಾನೋ ಆಗ ಮುಕ್ತನಾಗ್ತಾನೆ ಅಂತ ಹೇಳಿದ್ರಿಂದ ದೇವರಿಗೇನಿದೆ ಅಂತಾಯಿತು? ರೂಪ ಇದೆ ಅಂತ. ಕಿರಣ್ಮಯ ಉಪುಹು ಧೃತ ಶಂಖ ಚಕ್ರ ಏನು ಹೇಳ್ತೇವೆ? ಹೇಯ ಸದಾ ಸಹಸ್ರಮಂಡಲ ಮಧ್ಯವರ್ತಿ. ಕಿರಣ್ಮಯ ಉಪುಹು ಚಿನ್ನದ ಮೈಬಣ್ಣ ದೇವರಿಗಿದೆ ಅಂದ ಮೇಲೆ ರೂಪ ಇದೆಯೇ ಇಲ್ವ? ದೇವರ ರೂಪ ಇದೆ ಇದೆ. ಏಕೋ ನಾರಾಯಣ ಆಸೀತ್ಕರ ತಮುನಿರ್ಭೂತ್ವಾ ತಮ ಚಿಂತಯತ್. ಒಬ್ಬನೇ ನಾರಾಯಣ ಇದ್ದಾನೆ, ಬ್ರಹ್ಮದೇವರು ಇರಲಿಲ್ಲ, ರುದ್ರದೇವರು ಇರಲಿಲ್ಲ ಅಂತ ಹೇಳಿದ್ದರಿಂದ ಅವರೆಲ್ಲ ಸರ್ವೋತ್ತಮರ ಶಾಂತೆ ಇಲ್ಲ. ತಮುನಿರ್ಭೂತ್ವಾ ತಮ ಚಿಂತಯತ್. ಪರಮಾತ್ಮ ಯೋಚನೆ ಮಾಡಿದ್ದೀನಿ. ಕಥ ಏಕೇವ ಜಾಯಂತ ಎಲ್ಲ ಹುಟ್ಟಿದ್ರು. ಯಾರ್ಯಾರು? ವಿಶ್ವೋ ಹಿರಣ್ಯ ಗರ್ಭೋ ಅಗ್ನಿ ಯಮ ಗರುಡ ರುದ್ರೇಂದ್ರಾಯ. ವಿಶ್ವ, ಹಿರಣ್ಯ ಗರ್ಭ, ಅಗ್ನಿ, ಯಮ, ವರುಣ, ರುದ್ರ, ಇಂದ್ರ ಹುಟ್ಟಿದ್ರು ಅಂತ ಹೇಳಿದ ಮೇಲೆ ಇವರ್ಯಾರು ಸರ್ವೋತ್ತಮರಲ್ಲ. ವಿಶ್ವ ಅಂತ ಬರ್ತಾರೆ. ಯಾರು ವಿಶ್ವ ಅಂತ ಕೇಳಿದರೆ? ವಿಶ್ವೋ ವಾಯು ಸವುದ್ದಿಷ್ಟ. ವಾಯುದೇವರು ವಿಶ್ವ ಅಂತ ಕರೀತಾರೆ. ಪ್ರಾಣಾದ್ವಾಯು ರಾಜಾಯತ. ವಿಶ್ವ ಅಂದರೆ ವಾಯುದೇವರು, ಎರಡನೇ ಕರ್ತ ಬ್ರಹ್ಮದೇವರು. ಅಗ್ನಿ, ಯಮ, ವರುಣ, ರುದ್ರ, ಇಂದ್ರ ಇತ್ಯಾದಿಗಳೆಲ್ಲ ವಿಷ್ಣುವಿನಿಂದ ಹುಟ್ಟಿದರೆ ಹೊರತು ಬೇರೆಯಲ್ಲ. ಮತ್ತೆ ಈ ರೀತಿ ದೇಹ ಕೊಡಬೇಕಾದ್ರೆ ವಿಷ್ಣುವಿಗೆ ಏನಿರಬೇಕು? ದೇಹ ಇರಲೇಬೇಕಲ್ಲ. ಸಸ್ಯ ಏತಸ್ಯ ಪರವಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ. ಈ ನಾರಾಯಣ ನಾಲ್ಕು ರೂಪಗಳಿವೆ, ನಿರಾಕಾರ ಆಗಿ ನಾಲ್ಕು ರೂಪಗಳಿವೆ. ಎಂಥ ರೂಪಗಳು? ಶುಕ್ಲಂ, ರಕ್ತಂ, ರೌಕ್ಮಂ, ಕೃಷ್ಣಂ. ಶುಕ್ಲ ಅಂದರೆ ಬಿಳಿ, ರಕ್ತ ಅಂದರೆ ಕೆಂಪು,
ರೂಪಮಾ ಅಂದ್ರೆ ಚಿನ್ನದ ಬೈಬಣ್ಣ, ಕೃಷ್ಣ ಅಂದ್ರೆ ಕಪ್ಪು, ವಾಸುದೇವ ಶಂಕರಣ್ಣ ಪ್ರದ್ಯುಮ್ನ ಅನಿರುದ್ಧ, ನಾಲ್ಕು ರೂಪಗಳಿವೆ ಅಂತ ಹೇಳಿದ ಮೇಲೆ ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಕರಿಬಿಡುದು. ಸ ಏತಾನಿ ವಿವಿಶ್ರಾಣಿ ರಮಹಿಲಯತ್ ಅತಃ ಏತಾದೃಶ್ ಏತದ್ರೂಪಮಿತಿ ಸಚೈವಿ ರೂಪಾಣಿ ಅಧಿಹೀಯಂತೆ. ಪರಮಾತ್ಮ ತಾನು ಈ ರೀತಿ ಇದ್ದು ರೂಪಗಳನ್ನು ಕೊಡ್ತಾ ಹೋಗ್ತಾನಾದ್ರಿಂದ ಅವನು ರೂಪ ಇಲ್ಲ ಅಂತ ಹೇಳಬಾರ್ದು. ದೇವರಿಗೆ ರೂಪ ಇದ್ದೇ ಇದೆ. ಏನಾದರೂ ರೂಪ ಇಲ್ಲ ಅಂತ ಬಂದಿದ್ರೆ ನಮ್ಮಂಥ ಪ್ರಾಕೃತ ರೂಪ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಅವನಿಗೆ ಆಕಾರವೇ ಇಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ವಾಕ್ಯ. ರೌಕ್ಮ ಅಂದರೆ ಚಿನ್ನದ ಮೈಮ ಹಿರಣ್ಮಯ ಬಹು, ರುಗ್ಮ ಅಂದರೆ ಚಿನ್ನ, ರುಗ್ಮಿಣಿ ರುಗ್ಮಿ ಅದೆಲ್ಲ ಬಂದಾಗ ರುಗ್ಮ ಅಂದರೆ ಚಿನ್ನ ಅಂತ. ಇತಿ ಅದೃಶ್ಯತ್ವಾಧಿಕರಣ, ಅದೃಶ್ಯತ್ವಾಧಿಕರಣ ಮುಗಿತು. ಅದೃಶ್ಯತ್ವಾದಿ ಗುಣೇಶು ಸರ್ವಗತತ್ವ ಯಸ್ವೇತವೇವಂ ರಾಜೇಶ ಮಾತ್ರಂ ವಿಮಾನಮಾತ್ಮಾನಂ ವೈಶ್ವಾದರ ಉಪಾಸ್ತೆ ಇತಿ ವೈಶ್ವಾದರಸ್ಯ ಉತ್ತಮ ಇತ್ಯತಃ. ಈ ಹೆಚ್ಚಾಗದ ಆಯ್ತು ಬಿಡಿ, ಇದು ಇದೆ ಸರ್ವಗತತ್ವ ಸರ್ವಗತತ್ವ ಅಂತ ಹೇಳಿದ್ರಲ್ಲ, ಈ ಸರ್ವಗತತ್ವವನ್ನು ಒಂದು ಕಡೆ ಹೇಳ್ತಾರೆ, ವೈಶ್ವಾದರ ಸರ್ವಗತ ಅಂತ ಹೇಳ್ತಾರೆ. ಸೇರ್ಬೋ ವಿಷ್ಣು ಅಲ್ಲ, ವೈಶ್ವಾರಾಧ ಒಬ್ಬನಿದ್ದಾನೆ ಅವನು ಸರ್ವಗತ ಅಂತ ಯಾಕೆ ಹೇಳಬಾರ್ದು? ಅದು ಉತ್ತರ ಕೊಡ್ತಾರೆ, ಅದು ಸರಿಯಲ್ಲ. ಓ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ, ವೈಶ್ವಾನರೋ ವಿಷ್ಣುರೇವ, ವೈಶ್ವಾನರಾಧ ಒಬ್ಬನಿದ್ದಾನೆ ಅವನು ಸರ್ವಗತ ಅಂತ ಹೇಳಿದ್ರೆ ಗಾಬರಿ ಆಗಬೇಡ. ವೈಶ್ವಾನರ ಯಾರಲ್ಲಿ? ವಿಷ್ಣುವೇ ವೈಶ್ವಾನರ. ಸಾಧಾರಣ ಶಬ್ದ ವಿಶೇಷ ಯಾಕೆ? ಇದು ಸ್ಪೆಷಲ್ ವರ್ಡ್ ಇದೆ. ವೈಶ್ವಾನರ ಶಬ್ದ ಅನ್ನೋದೇನದು ಸ್ಪೆಸಿಫಿಕ್ ಆಗಿರೋ ಹೊಸ ಹೆಸರು, ಅದು ವಿಷ್ಣುವಿಗೆ ಅನ್ವಯ ಆಗುತ್ತೆ ಹೊರತು ಯಜ್ಞಿಗೆ ಅನ್ವಯ ಆಗೋದಿಲ್ಲ. ಅಗ್ನಿ ಹೇಳ್ತಾರೆ ಸಾಧಾರಣ ಶಬ್ದ ವಿಶೇಷ, ಸಾಧಾರಣ ಶಬ್ದಕ್ಕಿಂತ ಡಿಫರೆಂಟ್ ಆಗಿದೆ ಅಂತ. ಇದು ಅನ್ಯೂಷುವಲ್ ವರ್ಡ್ ಅಂತ, ಇದು ಡಿಫರೆಂಟ್ ಫ್ರಮ್ ಕಾಮನ್ ಯೂಸೇಜ್ ಅಂತ. ಅಜ್ಞಾ ವಿಷ್ಣು ಸಾಧಾರಣಸ್ಯ ವಿಶ್ವಾಮರ ಶಬ್ದಸ್ಯ ವಿಶ್ವಾದೇವ ಪ್ರಸಿದ್ಧ ಆತ್ಮಶಬ್ದೇನ ವಿಶೇಷಣ ವಿಶ್ವಾಮರೋ ವಿಷ್ಣುರೇವ. ವಿಶ್ವಾಮರ ಅಂತ ಹೆಸರು ಕಾಮಂಟು ಅಗ್ನಿ ಅಂಡ್ ವಿಷ್ಣು. ಅದು ವಿಶೇಷ ಅನ್ನೋದೇನು ಆತ್ಮಶಬ್ದ ಇದೆ. ಆತ್ಮಶಬ್ದ ಆಗಿದ ತಕ್ಷಣ ಏನಾಯ್ತು ಅಲ್ಲಿಗೆ? ಆಟೋಮೆಟಿಕಲಿ ಅಗ್ನಿ ಎಲಿಮಿನೇಟ್ ಆಗಿತ್ತು, ವಿಷ್ಣು ಬಂದಿ. ದೇರ್ಫೋರ್ ವಿಶ್ವಾಮರ ಸಾಧಾರಣ ಶಬ್ದ ವಿಶೇಷ ವಿಷ್ಣುರೇವ. ಓಂ ಸ್ಪರ್ಯಮಾನ ಅನುಮಾನಂ ಚಾದಿತಿ. ಓಂ ಒಂದು ಕಾರಣ ಏನು ಕೊಟ್ಟರು? ಬರೀ ವೈಶ್ವಾದರ ಅಂತ ಬರಲಿಲ್ಲ ಅಲ್ಲಿ ವಾಕ್ಯ ನೋಡಿ, ಆತ್ಮಾನಂ ಅಂತ ಇದೆ. ಆತ್ಮಾನಂ ವೈಶ್ವಾದರಂ ಅಂತ ಹೇಳಿದ ಮೇಲೆ ವಿಷ್ಣು ಆದ ಅಂತ ಒಂದು ಕಾರಣ ಕೊಡ್ತಾರೆ. ಇನ್ನೊಂದು ಕಾರಣ ಕೊಡ್ತಾರೆ, ಬರ್ಯಮಾನಂ ಅನುಮಾನಂ ಭವತಿ. ಬರ್ಯಮಾನ ಅಂದ್ರೇನು? ಕೃತಿಯಲ್ಲಿ ಬಂದಿರೋದು ಇದು ಕೀರ್ತಿಯಾಗಿದೆ. ಕೃತಿಯಲ್ಲಿ ಏನಂತ ಬಂದಿದೆ? ಅಹಂ ವೈಶ್ವಾದರೋ ಹುತ್ವಾ ಕಾನಿನಾ ದೇಹ ಮಾಡಿ. ಅದು ಶುದ್ಧಿ, ಇದು ಶುದ್ಧಿ. ಗೀತಾ ಒಂದು ಉಪಯೋಗ ಆಯ್ತಾರೆ, ಹದಿನೈದನೇ ಅಧ್ಯಾಯ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ವೈಶ್ವಾದರ ಯಾರಿಲ್ಲ? ವಿಷ್ಣುವೇ ವೈಶ್ವಾದರ ಹೊತ್ತು ಬೇರೆ ಅಲ್ಲ. ಇತಿ ಸ್ಪರ್ಯ ಬಾಣ ಮಾತ್ರ ಅಲ್ಲಿ ದಯೇ ಉಚ್ಯತೆ ಇತಿ ಅಚ್ಚ ಅನುಮಾಪಕಂ. ದೇರ್ಫೋರ್ ಸಾಧಾರಣ ಶಬ್ದ ವಿಶೇಷ ಒಂದು, ಸ್ಪರ್ಯಮಾನ ಅನುಮಾನಂ ಚಾದಿತಿ ಒಂದು. ಎರಡು ಕಾರಣದಿಂದ ಅಲ್ಲಿ ವೈಶ್ವಾದರ ಯಾರು? ವಿಷ್ಣುವೇ ಹೊರತು ಅಗ್ನಿ ಅಲ್ಲ. ಯಾವುದನ್ನ ಅಲ್ಲ, ಕೃತಿನ ಅನುಮಾನ ಯಾತಕ್ಕೆ ಕರೆದ್ರಿಂದ ಯುಕ್ತಿ ಅಂತ ಅರ್ಥ. ಈ ಪ್ರಸಂಗದಲ್ಲಿ ಯುಕ್ತಿ ಫರ್ದರ್ ಅಡಿಷನಲ್ ಆರ್ಗ್ಯುಮೆಂಟ್ ಬೇಸ್ಡ್ ಆನ್ ಕೃತಿ ಅಂತ. ಪರ್ಯಮಾನಂ ಅನುಭವಂತೆ ಅನುಮಾನಂ ಭವತಿ ಅಂದರೆ ಅಡಿಷನಲ್ ಆರ್ಗ್ಯುಮೆಂಟ್. ಅನುಮಾನ ಅಂದರೆ ಆರ್ಗ್ಯುಮೆಂಟ್, ಮಾರ್ಯಂ ಅಂದರೆ ಪರ್ಯಮಾಣಂ ಅಂದರೆ ಬೇಸ್ಡ್ ಆನ್ ಕೃತಿ. ಅರ್ಥ ಆಯ್ತಾ? ಈಗ ಬೇಸ್ಡ್ ಆನ್ ಶ್ರುತಿ ಆದರೆ ಶ್ರೌತ, ಬೇಸ್ಡ್ ಆನ್ ಶ್ರುತಿ ಆದರೆ ಸ್ಮಾರ್ಥ. ಅರ್ಥ ಆಯ್ತಾ? ಶ್ರುತಿ ಅನುಮಾನ ಅಂತ ಕರೀಲಿಲ್ಲ, ಶ್ರುತಿಯಲ್ಲಿ ಬಂದಿರೋದು ಅಡಿಷನಲ್ ಆರ್ಗ್ಯುಮೆಂಟ್ ಅಂತ, ಅಡಿಷನಲ್ ಆರ್ಗ್ಯುಮೆಂಟ್. ವೈಶ್ವಾದರ ಅಂತ ದೇವರಿಗೆ ಹೆಸರು. ವೈಶ್ವಾದರ ವಿಶ್ವದರ ಸಂಬಂಧಿತ ವೈಶ್ವಾದರ, ಎಲ್ಲ ಜೀವರ ಹೊರಗಿದ್ದು ಮಾಡ್ತಾನಾದ್ರೂ ವೈಶ್ವಾದರ ದೇವರಿಗೆ. ಅಗ್ನಿ ಎಲ್ಲ ಜೀವರಲ್ಲಿ ಇದು ಮಾಡೋದಿಲ್ಲ, ಅದು ಬ್ಯಾಚ್ ಬ್ಯಾಚ್ ಚೇಂಜ್ ಆಗ್ತಾರೆ, ಸ್ವಾತಂತ್ರ್ಯ ಬೇರೆ ಇಲ್ಲ, ಅದರಿಂದ ಮಾಡೋದಿಲ್ಲ. ಎಲ್ಲ ಅನಾಜ್ಯನಂತ ಕಾಲದ ಎಲ್ಲ ಜೀವರ ಒಳಗಿದ್ದು ಪ್ರಾಣಾಪಾನಾದಿಗಳಿಂದ ಕೂಡಿ ಜೀರ್ಣ ಮಾಡ್ತಾ ಹೋಗುದು. ವೈಶ್ವಾದರ ಯಾರು? ವಿಷ್ಣುವೇ. ಉಳಿದವರಲ್ಲ. ಇತಿ ಶಬ್ದ ಸಮಾಖ್ಯಾ ಪ್ರದರ್ಶಕ ಇತಿ ಸ್ಪರ್ಯಮಾಣ ಮಾತ್ರಾಪಿ ತಯೇ ಗೋಚ್ಯತೆ ಇತ್ಯಸ್ಯ ಅನುಮಾಪಕ. ಸಮಾಖ್ಯಾನ ಸಮಾಖ್ಯ ಒಂದು ಕಡೆ ಬಂದು ಮತ್ತೊಂದು ಕಡೆ ಕಾರ್ಯಲೇಖನ. ಸಮಾಖ್ಯ ಅಂದ್ರೆ ಏನು? ಕಾರ್ಯಲೇಖನ್ ಕಾರ್ಯಲೇಖ ಆಗ್ತಾ ಇದೆ ಅಂತ ಹೇಳ್ತಾರೆ. ತೃತೀಯ ಮಾತಿಗೆ ಸ್ಮೃತಿ ಮಾತಿಗೆ ಕಾರ್ಯಲೇಖ ಆಗೋದ್ರಿಂದ ಸರಿಯೋದು. ಇತಿ ಶಬ್ದ ಸಮಾಖ್ಯಾ ಪ್ರದರ್ಶಕ ಅನುಮಾನಂ ಚಾತ್ ಇತಿ ಅಂತಿದೆಯಲ್ಲ, ಇತಿ ಅನ್ನೋದಕ್ಕೆ ಸಮಾಖ್ಯ ಕಾರ್ಯಲೇಖನ್ ಅಂತ ಅರ್ಥ. ஓம் சப்தாதிபியோ
ஓம்
பிரதிஷ்டானாத் நாயிதேன்னா சுஷ்டுபதேசாத் சம்பவாத் புருஷவிதமபிச்ச ஏனமதீயதே ಶಬ್ದಾದಿಭ್ಯೋ ಅಂತಃಪ್ರತಿಷ್ಠಾನ ನೀತಿಯನ್ನ ಸ್ವಾಮಿ ಕೆಲವು ಶಬ್ದಗಳಿಂದ ಈ ಒಳಗಿರೋನೊಂದು ನಮ್ಮಗ್ನೇ ಆಗ್ತಾನೆ ಅಂತ ಹೇಳಕ್ ಹೋಗ್ಬೇಡ, ಅದಕ್ಕೆ ಹಾಗೆ ಬರೋದಿಲ್ಲ ಅನ್ನೋದು ಮುಂದೆ ತೋರಿಸ್ತಾರೆ. ಅಯಮಗ್ನಿರ್ವೈಶ್ವಾನರ ವಿಶ್ವಾನರಮೃತೆ ಆಜಾತಮಗ್ನಿ ಇತ್ಯಾದಿ ಶಬ್ದ ಶಬ್ದಾದಿಭ್ಯೋ ಶಬ್ದ ಅಂದ್ರೆ ಇದು ವೈಶ್ವಾನರೇ ತದ್ಭುತಂ ಭವತಿ ಹೃದಯ ಗರ್ಭಸ್ಯೋ ಮನೋ ಅನ್ವಾಹಾರ್ಯ ಮಜನ ஆஷ்யம் ஆஹவனிய அக்னிலிங்கம் ஆதி சப்தோக்தம் ஹேத்தே. இது வைஷ்வாதன சப்த நான் எரடு காரண கொட்ரி, சாதாரண சப்த விசேஷ அந்த ஒன்று ஸ்மரியமான அனுமானம் பவதி அந்தவு நாவேன் மாதிரி கொத்தா இன்னும் கெல வேதவாக்கியே கொடுத்தே நம்ம வைஷ்வாதரனே அக்னி அக்னிய வைஷ்வாதன அந்தவிட்டு ஏன்மாடி அந்த கேட்டேன். அதுக்கு உத்தர கொடுத்தாரே அசரியல்ல அவருக்கு கொட்டேன் ஏன் கொடுத்தா ಅಯ್ಯಮ ಅಗ್ನಿರ್ ವೈಶ್ವಾನರ ನೀವೇನು ಕೊಟ್ಟಿದ್ರಿ ಆಮ್ ವೈಶ್ವಾನರ ಹುತ್ತ ಅಂತ ದೇವರ ವಾಕ್ಯ ಕೊಟ್ಟೆ, ವೇದ ವಾಕ್ಯ ಕೊಡ್ತೀರಿ ಅಯ್ಯಮ ಅಗ್ನಿಗೆ ವೈಶ್ವಾನರ ಅಂತಿದೆ. ಆಮೇಲೆ ವೈಶ್ವಾನರ ಮೃತೆ ಆಜಾತಮಗ್ನಿ ಇನ್ನೊಂದು ವಾಕ್ಯ, ವೈಶ್ವಾನರೇ ತದ್ಭುತಂ ಭವತಿ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ವೈಶ್ವಾನರ ಅಗ್ನಿ, ಅದೇ ಅಗ್ನಿಯ ರೂಪಗಳು ಗಾರ್ಗಪತ್ಯ ಅನ್ವಾಹ್ಯಾಪಚನ ಆಹ್ವನೀಯ ಇವೆಲ್ಲ ಏನು ಮಾಡ್ತಾ ಇದೆ ಅಗ್ನಿ ಅಂತ ಸೃಷ್ಟಿ ಮಾಡ್ತಾ ಇದೆ. ದೇರ್ಫೋರ್ ಇದೇ ವೈಶ್ವಾನರ ಅಗ್ನಿಯೇ ಹೊರತು ವಿಷ್ಣುವಲ್ಲ ಇತ್ಯಾದಿ ಅಗ್ನಿಲಿಂಗ ಮಾತಿ ಶಬ್ದೋಕ್ತಂ. ಅಗ್ನಿಯ ಕ್ಯಾರೆಕ್ಟರಿಸ್ಟಿಕ್ ಬಂದಿರೋದ್ರಿಂದ ಅಗ್ನಿನೇ ತಗೊಳ್ಳೋಣ ಅಂತ ಹೇಳಿದೆ. ಏನೇದಮನ್ನಂ ಪಚ್ಯತೆ ತತ್ ಯತ್ ಭಕ್ತಂ ಪ್ರಥಮಂ ಆಗಚ್ಛೇ ತತ್ ಭೂಮಿಯಂ ಇತ್ಯಾದಿನ ವಾಚಕತ್ವೇನ ಅಂತಃಪ್ರತಿಷ್ಠಾನಂ ಯಾಪ್ರತೀಯತೆ. ಒಳಗಿದ್ದು ಜೀರ್ಣ ಮಾಡುವಂತಿದೆಯಲ್ಲ ಅಗ್ನಿ, ಒಳಗಿದ್ದು ಜಠರಾಗ್ನಿ ಎಂಬುದು ಎಲ್ಲಿರುತ್ತೆ ಒಳಗೆ ಇರುತ್ತೆ. ದೇಹ ಎರಡು ಕಾಲದಿಂದ ಕೂಡ ವೈಶ್ವಾನರ ಯಾರಾಗಬೇಕು ನಮ್ಮಗ್ನಿ ಆಗಬೇಕು ಅಂತ ಆತನು ತತ್ವಾ ನ ವಿಷ್ಣು ರೀತಿ ಚೇನ್ನ. ಆದ್ದರಿಂದ ವಿಷ್ಣುವೇ ವೈಶ್ವಾದರ ಶಬ್ದವಾಚ್ಯನಲ್ಲ, ಇಲ್ಲಿ ಬಂದಿರತಕ್ಕಂಥ ಅಗ್ನಿಯೇ ವೈಶ್ವಾದರ ಶಬ್ದವಾಚ್ಯ. ಆದ್ದರಿಂದ ಅಗ್ನಿಜ್ಞಾನದಿಂದ ಮೋಕ್ಷ ವೈಶ್ವಾದರ ಜ್ಞಾನದ ಮೋಕ್ಷನೇ ಹೊರತು ವಿಷ್ಣು ಜ್ಞಾನದಿಂದ ಅಲ್ಲ ಅಂತ ಯಾಕೆ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ ಅಥ ಇಮಾತ್ಮಾನ ಮನೋರಣೀಯಾಂಗಂ ಪರತಃಪರಂ ವಿಶ್ವಂ ಹರಿಂಪಾಸ್ತೆ ಉಪದೇಶಿ ಅದು ಕಾರಣ ಕೊಡ್ತಾರೆ. ಅದು ಎರಡೂ ಸರಿಯಲ್ಲ, ತಥಾ ದುಷ್ಟುಪದೇಶ ಸಂಭವ ಪುರುಷ ವಿಧಮಿ ಚ ಏನವಧೀಯತೆ ಇದು ಎಷ್ಟನೇ ಚಿಂತ. ಪರಮಾತ್ಮ ಏನಂತ ಕರೆದಿದ್ದಾರೆ, ಮೋಕ್ಷ ಕೊಡಬೇಕಾದ್ರೆ ಅವಯವರಿಗೆ ಸಾಧ್ಯ ಇಲ್ಲ, ದುಷ್ಟಿ ಉಪದೇಶ ದರ್ಶನ ಮಾಡಲೇಬೇಕು ದೇವರನ್ನ ಅಂತ ಹೇಳಿದ್ದಾರೆ. ವೈಶ್ವಾದರ ಅಂತ ಹೇಳ್ಬೇಕಾದ್ರೆ ಈ ಅಗ್ನಿ ಬಗ್ಗೆ ಹೇಳಲಿಲ್ಲ, ಅದು ವಿಷ್ಣುವನ್ನೇ ಅಂತ ಹೇಳ್ತಾರೆ. ಸಚಿವಿಕ ಹರಿಂ ಹರಿಂ ಅಂತ ಕರೆದಿರೋದ್ರಿಂದ ನೀ ಹೇಳಿದ ವಾಕ್ಯಗಳಿಂದ ಪ್ರಬಲವಾದ ವಾಕ್ಯ ಯಾವುದು ಇಲ್ಲಿ ಹೇಳಿರ್ತಕ್ಕಂತಹ ಮೋಕ್ಷ ಕೊಡುವುದಕ್ಕೆ ಅಂತಕ್ಕಂಥ ಗುಣ ಇದೆ. ಅಂಥ ಗುಣ ವೈಶ್ವಾನರನಿಗಿಲ್ಲ, ಯಾರಿಗಿದೆ ವಿಷ್ಣುವಿಗಿದೆ. ಆದ್ದರಿಂದ ಆ ವೈಶ್ವಾನ ತಗೊಳ್ಬಾರ್ದು, ಇದನ್ನೇ ತಗೊಳ್ಬೇಕು. ಇತ್ಯ ಅನಾಥತ್ವ ಅನಾತ್ಮನ ಊನತ್ವ ಪುನರಾತೀತ ಬ್ರಹ್ಮಾನ ಪರೇ ಸರ್ವೇ ಬ್ರಹ್ಮಾತ್ಮ ದೇವಹಿ. ವಿಷ್ಣು ಒಬ್ಬನೇ ಹೊರತು ಇನ್ಯಾರು ಅಬ್ರಹ್ಮಾನ ಬೇರೆ ಯಾರು ಬ್ರಹ್ಮಚರ್ಯ ವಾಚ್ಯರಲ್ಲ ಬ್ರಹ್ಮರಲ್ಲ ಹೊರತು ವಿಷ್ಣು ಒಬ್ಬನೇ ಬ್ರಹ್ಮ ಅಂತ ಹೇಳಿರೋದ್ರಿಂದ ವೈಶ್ವಾದರ ವಿಷ್ಣು ಇಬ್ಬರು ಒಂದಾದರೆ ಮಾತ್ರ ಅರ್ಥ ಕೊಡುತ್ತೆ. ಇಲ್ಲದೆ ಹೋದರೆ ವೈಶ್ವಾದರ ಬೇರೆ ಅಗ್ನಿ ವಿಷ್ಣು ಬೇರೆ ಅಂತ ತಿಳ್ಕೊಂಡ್ಬಿಟ್ರೆ ವೇದವಾಕ್ಯಕ್ಕೆ ವಿಷ್ಣು ಒಬ್ಬನೇ ಬ್ರಹ್ಮ ಅನ್ನೋ ವಾಕ್ಯ ವಿರೋಧ ಬರುತ್ತಾದ್ರಿಂದ ಅರ್ಥವನ್ನು ಮಾಡಿಕೊಡುದು. ಎರಡನೇ ಕಾರಣ ಇದೆ ಇತ್ಯಾದಿನ ಕೋನ ಆತ್ಮ ಕಿಂ ಬ್ರಹ್ಮ ಇಲ್ಲಿ ಆರಂಭಾಚ್ಯ ಅನ್ಯೇಷಾಂ ಸಂಭವ ಸುರೇವ ವಿಶ್ವಾಮರಹಾ. ಕಿಂ ಬ್ರಹ್ಮ ಅಂತ ಪ್ರಶ್ನೆ, ಯಾರು ಆತ್ಮ ಯಾರು ಬ್ರಹ್ಮ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಬಹುದು ಏನ್ ಹೇಳ್ತಾರೆ, ವಿಷ್ಣುವಿನ ಬಗ್ಗೆ ಹೇಳಿದ್ದಾರೆ, ವಿಶ್ವಾಧರ ಅಂತ ಹೇಳಿದ್ದಾರೆ. ಬೇರ್ಕೋ ಇಲ್ಲಿ ಬಂದಿರತಕ್ಕಂತ ವೈಶ್ವಾಧರ ವಿಷ್ಣುವೇ. ಚಂದ್ರಮಾ ಮನಸೋ ಜಾತ ಸೂರ್ಯೋ ಅಜಾಯತ ಸಾಕ್ಷೋ ಅಭೀತ ಮೇ ವಾತ್ರ ಮೂರ್ಧವ ವಿಶ್ವರೂಪ ಪ್ರಾಣವರ್ತ್ಮಾ ಇತ್ಯಾದಿನಾ ಏನಂ ವೈಶ್ವಾನರಂ ಅಧೀಯತೆ. ಹೇಳಬೇಕಾದ್ರೆ ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಕಣ್ಣಿನಿಂದ ಸೂರ್ಯ ಹುಟ್ಟಿದ ಅಂತ ಹೇಳಿದರಲ್ಲ, ವೈಶ್ವಾನರನಿಂದನೇ ಇವರೆಲ್ಲ ಹುಟ್ಟಿದರು ಅಂತ ಹೇಳಿದ್ದ. ಸೊ ಕಾರ್ಯಲೇಷನ್ ಬಂತೀಗ ಪುರುಷ ಸೂಕ್ತದಲ್ಲಿ ಹೇಳಿರೋ ವಿಚಾರ, ವೈಶ್ವಾನರಕ್ಕೆ ಹೇಳಿದ ವಿಚಾರ ಎರಡು ಕಾರ್ಯಲೇಷ ಆದಾಗ ಪುರುಷ ವಿಷ್ಣು ಆದಮೇಲೆ ವೈಶ್ವಾನರ ಯಾರಾಗಬೇಕು, ವಿಷ್ಣುವೇ ಆಗಬೇಕು. ಅಂದರೆ ಸೂರ್ಯಾದಿ ಜನಕತ್ವ ಅನ್ನೋ ಸಾಮರ್ಥ್ಯ ಯಾರಲ್ಲಿದೆ, ಭಗವಂತನಲ್ಲಿದೆಯೇ ಹೊರತು ಅಗ್ನಿಯಲ್ಲಿ ಇಲ್ಲ, ಆ ವಿಶ್ವಾಧರನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇತ್ಯಾದಿನ ಏನನ್ನು ವಿಶ್ವಾಧರ ಮತೀಯತೆ ಯಶಬ್ದೇನ ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣುಪರತ್ವಂ ಪುರುಷ ಸೂತ್ರಸ್ಯ ಪರಿಚಯಿಸಿ ಅಂತ ಹೇಳಿದ್ರಿಂದ ಸಕಲ ವೇದಗಳಲ್ಲಿ ತಂತ್ರಗಳಲ್ಲಿ ಪುರಾಣಾದಿಗಳಲ್ಲಿ ಪುರುಷ ಸೂಕ್ತವನ್ನು ಏನಂತ ಕರೆದಿದ್ದಾರೆ, ವಿಷ್ಣು ಸೂಕ್ತ ಅಂತ ಕರೆದಿದ್ದಾರೆ. ವಿಷ್ಣು ಪುರುಷ ಸೂಕ್ತ ಅಂದರೆ ಯಾರೋ ಪುರುಷನ ಸೂಕ್ತ ಅಲ್ಲ, ವಿಷ್ಣು ಸೂಕ್ತ. ತಥಾಶ ಬ್ರಾಹ್ಮೇ ಯಥೈವ ಪುರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ ತಥೈವ ಮೇ ಮನೋ ನಿತ್ಯಂ ಭೂಯಾ ವಿಷ್ಣುಪರಾಯಣಂ. ಅಜ್ಯೋಗ ಎಚ್ಚರಾಗಿದೆ ನೋಡಿ ಅದು. ಯಥೈವ ಪುರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣ, ಪುರುಷ ಸೂಕ್ತ ಹೇಗೆ ಸದಾ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳ್ತಾ ಇದೆಯೋ, ತಥೈವ ಮೇ ಮನೋ ನಿತ್ಯಂ ನನ್ನ ಮನಸ್ಸು ಕೂಡ ಯಾವಾಗಲೂ ಅದೇ ರೀತಿಯೇ ಭೂಯಾ ವಿಷ್ಣುಪರಾಯಣ, ವಿಷ್ಣುವನ್ನೇ ಸರ್ವೋತ್ತಮ ಧ್ಯಾನ ಮಾಡ್ತಿರಲಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಕವರ್ ಆಯ್ತು ಈಗ, ಪುರುಷ ಸೂಕ್ತ ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಿ, ಗೊತ್ತಾಯ್ತಾ? ಪುರುಷ ಸೂಕ್ತ ವಿಷ್ಣುವನ್ನೇ ಹೇಗೆ ಹೇಳುತ್ತೋ ನನ್ನ ಮನಸ್ಸು ವಿಷ್ಣುವನ್ನೇ ಧ್ಯಾನ ಮಾಡ್ತಿರಲಿ. ಸೊ ವಿಷ್ಣು ಸೂಕ್ತ ಪುರಾಣಗಳಲ್ಲಿ ಪುರುಷ ಸೂಕ್ತ ಏನಂತ ತೀರ್ಮಾನ ಮಾಡಿದಾಗಾಯಿತು, ವಿಷ್ಣು ಸೂಕ್ತ ಅಂತ ತೀರ್ಮಾನ ಮಾಡಿದಾಗ. ಆ ವಿಷ್ಣು ಸೂಕ್ತದಲ್ಲಿ ಏನು ಅಂತ ಹೇಳಿದ್ದಾರೆ, ಸೂರ್ಯಚಂದ್ರಾದಿಯನ್ನು ಹುಟ್ಟಿಸೋನು ಪುರುಷ ಅಂತ ಹೇಳ್ತಾರೆ. ಇದೇ ವೈಶ್ವಾದ ಸೂಕ್ತದಲ್ಲಿ ಏನಂತ ಹೇಳ್ತಾರೆ, ವೈಶ್ವಾದ ಇವರೆಲ್ಲ ಹುಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ. ಸೇರ್ಕೋ ಪುರುಷ ಇದ್ದು ಕೊಟ್ಟ ಯಾರು, ವಿಷ್ಣು ಆದ. ಎಲ್ಲ ಮ್ಯಾಥಮೆಟಿಕಲಿ ಅಪ್ರೂವ್ ಮಾಡಬೇಕು ತೋರಿಸ್ತಾರೆ, ಡಿಫ್ರೆಂಟ್ ಈಕ್ವೇಷನ್ಸ್ ಕೊಡ್ತಾ ಹೊರಟುಬಿಟ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತಲ್ಲ. ಚತುರ್ವೇದ ಶಿಖಾಯಾಂಚ, ಚತುರ್ವೇದ ಶಿಖಾ ಆಚಾರ್ಯ ತುಂಬ ಕೋರ್ಸ್ ಮಾಡ್ತಾರೆ. ಈಗಾಗಲೇ ಅನೇಕ ಸರ್ ಬಂತು, ಇನ್ನೊಂದು ಬಂತೀಗ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷರ ಸಹಸ್ರಪಾತಿ ಏಷಿ ಏವಿತ್ಯ ಪರ ಪರಮೋಹರಿ ಆದಿ ಅನಾದಿ ಅನಂತ ಅನಂತತೀರ್ಷೋ ಅನಂತಾಕ್ಷೋ ಅನಂತಬಾಹು ಅನಂತಗುಣೋ ಅನಂತರೂಪೈತಿ. ಸಹಸ್ರ ಶೀರ್ಷ ಪುರುಷ ಅಂತ ಕೋಟ್ ಮಾಡಿಬಿಟ್ಟು ಗುರುಸೂಕ್ತ ಯಾರನ್ನು ಹೇಳುತ್ತೆ ಅಂದರೆ ಇಂಟ್ರಿಬ್ಯೂಟ್ ಮಾಡ್ತಾ ಇದೆ, ಸಾವಿರ ಅಂದರೆ ಸಾವಿರ ಅಲ್ಲ ಅನಂತ ಅಂತರ್ಥ. ಸಹಸ್ರಾಕ್ಷ ಅಂದ್ರೇನು ಅನಂತಾಕ್ಷ, ಸಹಸ್ರ ಶೀರ್ಷ ಅಂದ್ರೇನು ಅನಂತ ಶೀರ್ಷ ಅಂತ ಹೇಳ್ತಾ ಇದು ವಿಷ್ಣು ಅಪ್ಲೈ ಮಾಡ್ತಾ ಇದ್ದಾರೆ. ಬೇರೆಯವರಿಗೆಲ್ಲ ಇದೆ ಅನಂತ ರೂಪ ಇತ್ತು, ಬೇರೆ ಯಾವ ದೇವತೆಗಳನ್ನು ಏನಂತ ಕರೆದಿಲ್ಲ, ಸಹಸ್ರ ಶೇಷ ಸಹಸ್ರಾಕ್ಷ ಅಂತ ಕರೆದಿಲ್ಲ. ಪ್ರಶ್ನೆ ಮಾಡ್ಬೋದು, ಸಹಸ್ರಾಕ್ಷ ಅಂತ ಯಾರಿಗೆ ಹೆಸರಿದೆ ಎಂತಕ್ಕೆ? ಅದೇ ಅದು ಇನ್ನೊಂದು ಹಿಂದೆ ಏನಿಲ್ಲ, ಸಹಸ್ರ ಶೇಷ ಅಂತಿಲ್ಲ, ಎಲ್ಲ ಒಟ್ಟಿಗೆ ಸೇರಬೇಕಿತ್ತು. ಸಹಸ್ರ ಶೇಷತ್ವ ಸಹಸ್ರಾಕ್ಷತ್ವ ಎಲ್ಲ ಯಾರಿಗಿರೋದು, ವಿಷ್ಣು ಬಂದೇನೆ. ಉದಾಹರಣೆ ಬರೀ ಹತ್ತಲೇ ರಾವಣನಿಗಿದೆ, ಹತ್ತಲೇ ರಾವಣನಿಗಿದೆ, ಕೈ ಎಷ್ಟಿದೆ, ಇಪ್ಪತ್ತಿದೆ, ಕಾಲೆಷ್ಟಿದೆ, ಎರಡಿದೆ, ಹೊಟ್ಟೆ ಒಂದೇ ಇದೆ. ಅದೊಂದು ದೇವರಿಗೆ ಆಗಲ್ಲ, ಹೊಟ್ಟೆನೂ ಅನಂತ, ಕೈ ಅನಂತ, ತಲೆ ಎಲ್ಲ ಅನಂತ, ಅರ್ಥ ಆಯ್ತಾ? ಈಗ ಎಲ್ಲ ಅನಂತ, ಇವರಿಗೆಲ್ಲ ಲಿಮಿಟೇಷನ್. ಕಾರ್ತಿವೀರಾಜನ ಏನಾಗಿತ್ತು, ಸಾವಿರ ತಲೆ, ಸಾವಿರ ಕೈಗಳಿವೆ, ತಲೆ ಎಷ್ಟು, ತಲೆ ಒಂದೇ, ತಲೆ ಒಂದೇ, ಸಾವಿರ ಕೈ, ಎರಡು ಕಾಲ, ಒಂದು ಹೊಟ್ಟೆ ಅಷ್ಟೇ. ಸೊ ಸಹಸ್ರ ಶೀಷ ಸಹಸ್ರ ಪುರುಷ ಎಲ್ಲ ಇರೋ ದೇವರಿಗೆ ಒಂದೇನೆ. ಸೇರ್ಫೋರ್ ಈ ಪುರುಷ ಯಾರನ್ನು ಹೇಳ್ತಾ ಇದೆ, ಸಹಸ್ರ ಶೀಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾಪ ಇದೆಲ್ಲ ಇರೋ ದೇವರಿಗೆ ಆಗ್ತಂತ ಅವನೇ ಸರ್ವೋತ್ತಮ. ಇಷ್ಟುವೇ ವಿಶ್ವಾಮ ಶಬ್ದ ವಾಕ್ಯ ಏನ, ಪುರುಷ ಹೇಳ್ತಾರಲ್ಲ, ಯಾತಕ್ಕೆ ಯಾತಕ್ಕೆ ಹೇಳ್ತಾರೆ, ಹೇಳಿದ್ರಲ್ಲ ಈಗ ಪುರುಷೂಕ್ತ ವಿಷ್ಣುವನ್ನೇ ಹೇಳುತ್ತಾದ್ರಿಂದ ಅದನ್ನು ಹೇಳೋದು ಅಷ್ಟೇಷ್ಟವಾದ ವಿಶೇಷ ಅಭಿಷೇಕಿಸೋದು ಪುರುಷೂಕ್ತ ಹೇಳಲೇಬೇಕು. ನಿಮ್ಗೆ ಏನು ಗೊತ್ತಿರಲಿ ಬಿಡಿ, ಪುರುಷೂಕ್ತ ಒಂದು ಗೊತ್ತೇ ದೇವಸ್ಥಾನ ಮಾಡೋಕೆ ಬರುತ್ತೆ ಅಂತ ಹೇಳ್ತಾರೆ. ಪುರುಷೂಕ್ತದಲ್ಲಿ ಎಷ್ಟು ಮಂತ್ರಗಳಿವೆ, ಹದಿನಾರು. ದೇವರಿಗೆ ಎಷ್ಟು ಪೂಜೆ ಮಾಡಬೇಕು, ಉಪಚಾರಗಳು ಷೋಡಶೋಪಚಾರ. ದೇರ್ಪ ಒಂದೊಂದು ಕೇಳಿಬಿಟ್ಟು ಒಂದೊಂದು ಪೂಜೆ ಆಯಿತು, ಅದು ಗೊತ್ತಾಯ್ತಾ? ಧ್ಯಾನ ವಾಹನದಿಂದ ಹಿಡಿದು ನಮಸ್ಕಾರ ಪದಕ್ಷರು ಒಂದು ಪುರುಷೋತ್ತರ ಪೂಜೆ ಮಾಡಬೇಕು. ಎಮರ್ಜೆನ್ಸಿ ಪೂಜೆ ಪುರುಷೋತ್ತ ಪೂಜೆ ಅಂತ ಕರೀತಾರೆ. ಎಮರ್ಜೆನ್ಸಿ ಪೂಜೆ ಪುರುಷ ಅರ್ಜೆಂಟ್ ಪೂಜೆ ಮಾಡಬೇಕಲ್ಲ, ಪುರುಷೋತ್ತ ಹೇಳಿ ಒಂದೇ ಹೇಳ್ಕೊಂಡು ಪೂಜೆ ಮುಗಿದೋಯ್ತು ಅಂತ ಹೇಳಿದ್ರು. ಒಂದೇ ಹೇಳಬೇಕು, ಅದು ಎರಡು ದಿವಸ ಅಭ್ಯಾಸ ಮಾಡಬಾರ್ದು. ಎಮರ್ಜೆನ್ಸಿ ಬಂದ ಮಾಡಿದ್ರೆ ಸರಿ ಹೋಗುತ್ತೆ. ಗುಣೋ ಅನಂತ ರೂಪ ಇತಿ ಗುಣಸಂಹಿತಾಯಾಂಚ ಯಥಾಹಿತೌ ಸಂಸುಪ್ತಂ ಗುಣೋರೇವಾಭಿಧಾಯಕಂ ತಥಾ ಸರ್ವವೇದಾಸ್ಯ ವೇದಾಂತಾಂಚ ನಾರದ ಇತ್ಯಾದಿ. ಯಥಾಹಿ ಪುರುಷಂ ಸೂಕ್ತಂ ವಿಷ್ಣೋರೇವಾಭಿಧಾಯಕ, ಪುರುಷ ಸೂಕ್ತ ಹೇಗೆ ವಿಷ್ಣುವನ್ನೇ ಹೇಗೆ ಒತ್ತಿ ಹೇಳುತ್ತಲ್ಲ, ನತಥಾ ಸರ್ವವೇದಾಸ್ಯ ವೇದಾಂಗಾನಿಕ ನಾರದ, ಆ ರೀತಿಯಲ್ಲಿ ಉಳಿದ ಎಲ್ಲ ವೇದಗಳಾಗಲಿ ಎಲ್ಲ ವೇದಾಂಗಗಳಾಗಲಿ ಹೇಳೋದಿಲ್ಲ. ಇಲ್ಲಿ ಅವ್ರು ಹೇಳೋದಿಲ್ಲ ಅಂತ ಅಲ್ಲ, ಪುರುಷೋತ್ತ ಕ್ಲಾರಿಟಿ ಇಲ್ಲ ಅಂತ. ಎಲ್ಲವೂ ಹೇಳೋದು ದೇವರನ್ನೇನೆ, ಪುರುಷೋತ್ತ ಎಷ್ಟು ಕ್ಲಿಯರಾಗಿ ಹೇಳುತ್ತಲ್ಲ ಆ ರೀತಿ ಯಾವುದು ಹೇಳೋದಿಲ್ಲ. ಇದ್ರೆ ಪುರುಷೋತ್ತದ ಮಹತ್ವ ಹೇಳಿದಾಗ ಅದಕ್ಕೆ ಪುರುಷೋತ್ತಕ್ಕೆ ಅಷ್ಟು ಮಹತ್ವ, ಅದನ್ನು ಕರೀಲೇಬೇಕು, ಅದು ಹೇಳಲೇಬೇಕು, ಅದರಿಂದ ಹೋದರೆ ವಿಶೇಷ ಆಗೋದೇ ಇಲ್ಲ ಅಂತ. ಯಸ್ಮಾತ್ ಯಜ್ಜಾಯತೆ ವೇದಾಂಗಾತ್ ಲೋಕ ವೇದಾಧಿಕಂ ಹರೇ ಸದ್ನಾಮವಾಚ್ಯಮಂಗಂ ತದ್ಯಥ ಬ್ರಹ್ಮಾಧಿಕಂ ಮುಖಂ ಇತಿ ನಾರದೀಯ ವಚನಾತ್ ಲಾಭೇ ಲೋಕ್ತಿ ವಿರೋಧ. ಮತ್ತೊಂದು ಕ್ಲಾರಿಫಿಕೇಶನ್ ಕೊಟ್ಟು ಆಚಾರ್ಯರು ಪುರುಷೋಕ್ತಕ್ಕೆ ಪ್ರತ್ಯೇಕ ಭಾಷ್ಯ ಅಂತ ಬರಲಿಲ್ಲ, ಮಧ್ಯ ಮಧ್ಯ ಅಂತ ಕೊಟೇಶನ್ ಕೊಟ್ಬಿಡ್ತಾರಲ್ಲ ಅದೇ ಭಾಷ್ಯ ಆಗ್ತದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಮತ್ತು ಸತ್ಯ ಸಂಧರು ಅವರೆಲ್ಲ ಪುರುಷೋಕ್ತಿ ವ್ಯಾಖ್ಯಾನ ಬರುತ್ತಾರೆ. ಇದಿಷ್ಟು ಅವೈಲ್ ಮಾಡ್ಕೊಂಡು ಬರಲಿಲ್ಲ, ಗೊತ್ತಾಯ್ತಾ? ಆಚಾರ್ಯ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅವಿಷ್ಟು ತೊಗೊಂಡ್ಬಿಟ್ಟು ಅದು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಪುರುಷೋಕ್ತದ ಭಾಷ್ಯ ಅಂತ ಬರೀತಾರೆ. ಆಚಾರ್ಯ ಡೈರೆಕ್ಟಾಗಿ ಬರಲಿಲ್ಲ, ಇದು ಕ್ರಾಸ್ರೆಗಳನ್ನು ಕೊಟ್ಟು ಹೇಳ್ತಾರೆ. ಹ್ಞೂ, ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲೇನು ಬಂದಿದೆ, ಪುರುಷ ಸರಿಯಾಗೋದೇ ಕನ್ಫ್ಯೂಷನ್ ಬರುತ್ತೆ ನನಗೆ. ಏನಂತ ಬಂದಿದೆ, ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯಕೃತ ಗುರು ತದಸ್ಯ ಯದ್ವೈಕ್ಯ ಪದ್ಯಾಂ ಶೂದ್ರೋ ಅಜಾಯ. ಸ್ವಲ್ಪ ಅರ್ಥ ಪಡ್ಕೊಂಡ್ರೆ ಡೇಂಜರ್ ಇದೆ. ಬ್ರಾಹ್ಮಣೋಸ್ಯ ಮುಖಮಾಸಿ, ಬ್ರಾಹ್ಮಣ ಪರಮಾತ್ಮನ ಮುಖ, ಗೊತ್ತಾಯ್ತಾ? ಬಾಹುರಾಜನ್ಯಕೃತ, ಅವನ ಸೋಳುಗಳು ಕ್ಷತ್ರಿಯರು, ಮತ್ತು ಊರು ತದಸ್ಯ ಯದ್ವೈಶ್ಯ ಕ್ಷತ್ರಿಯರೆಲ್ಲ ವೈಶ್ಯರೆಲ್ಲ ಏನು ಅವರ ತಡೆಗಳು ನೋಡಿದ್ರೆ ಏನು ಸತ್ ನಮಗೆ, ಬ್ರಾಹ್ಮಣರೇ ಮುಖ, ಕ್ಷತ್ರಿಯರೇ ಕೈಗಳು, ಆಮೇಲೆ ತೊಡೆಗಳೇ ವೈಶ್ಯ ಅಂತ. ಸೊ ವೈಶ್ಯರು ಇದು ಕೊಟ್ಟು ದೇವರು ತೊಡೆ, ಬ್ರಾಹ್ಮಣ ದೇವರ ಮುಖ ಅಂತ ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣರ ಲಿಮಿಟೇಷನ್ ಎಲ್ಲ ದೇವರಿಗೆ ಬಂದಾಗ ಆಗುತ್ತೆ, ಹಾಗೆ ಮಾಡಬಾರ್ದು. ಅಲ್ಲಿ ಉತ್ತರ ಇದೆ, ಎಲ್ಲಿದೆ? ಪದ್ಯಾಂ ಶೂದ್ರೋ ಅಜಾಯತ, ಕಾಲಗಳಿಂದ ಶೂದ್ರ ಹುಟ್ಟಿದ ಅಂದಮೇಲೆ ಇಲ್ಲಿ ಏನು ಚೇಂಜ್ ಮಾಡಬೇಕೀಗ? ಬ್ರಾಹ್ಮಣ ಮುಖ ಅಲ್ಲ, ಮುಖದಿಂದ ಬ್ರಾಹ್ಮಣ ಹುಟ್ಟಿದ, ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ರು, ಅದೇ ರೀತಿ ತೊಡೆಗಳಿಂದ ವೈಶ್ಯರು ಹುಟ್ಟಿದ್ರು ಅರ್ಥ ಮಾಡಬೇಕೆ ಹೊರತು ಅವರೇ ಬಾಹು ಅವರೇ ತೋಳು ಅವರೇ ಮುಖ ಅಂತ ಅರ್ಥ ಮಾಡಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ, ಯಸ್ಮಾತ್ ಯಜ್ಜಾಯತೆ ಚಾಂಗಾ ಲೋಕ ವೇದಾಧಿಕಂ ಹರೇ, ಪರಮಾತ್ಮನ ಯಾವ್ಯಾವ ಅವಯವದಿಂದ ಯಾವ್ಯಾವ ದೇವತೆಗಳು ಲೋಕಗಳು ಹುಟ್ಟಿದವೋ ಆ ರೀತಿ ಅವರ ಅಂಗ ಅಂತ ಕರೀತಾರೆ ಹೊರತು ಅವರೇ ಅವರು ಅಂತ ಅರ್ಥ ಅಲ್ಲ. ನಾಭ್ಯಾಸಿ ಅಂತರಿಕ್ಷಂ ಯಕ್ಷೋ ಸೂರ್ಯೋ ಅಜಾಯತ, ಇವೆಲ್ಲ ಅರ್ಥ ಏನು ಬಂದಿದೆ? ಕಣ್ಣೇ ಸೂರ್ಯ ಅಂದರೂ ಒಂದೇ, ಕಣ್ಣಿಂದ ಸೂರ್ಯ ಹುಟ್ಟಿದ ಅಂದ್ರೂ ಒಂದೇ. ಭಾಗವದ್ಗೀತೆಯಲ್ಲಿ ಏನಂತ ಬರುತ್ತೆ, ಶಿಶಿ ಸೂರ್ಯ ನೇತ್ರಂ, ಅರ್ಜುನ ನೋಡ್ತಾನೆ ಸೂರ್ಯ ಹೇಗೆ ಕೃಷ್ಣ ಹೇಗಿದ್ದಾನೆ ಅಂದರೆ ಅನ್ನೋ ವಿಶ್ವರೂಪ ಹೇಗಿದೆ ಅಂದರೆ ಸೂರ್ಯಚಂದ್ರರೇ ಕಣ್ಣುಗಳು ಅಂತ ಹೇಳಿ, ಸೂರ್ಯಚಂದ್ರರೇ ಕಣ್ಣುಗಳು, ಸೂರ್ಯಚಂದ್ರರೇ ಕಣ್ಣುಗಳಲ್ಲ, ಸೂರ್ಯಚಂದ್ರರು ಕಣ್ಣುಗಳನ್ನು ಆಶ್ರಯಿಸಿ ಇದ್ದಾರೆ ಅಂತ ಅದೆಲ್ಲ ಆಚಾರ್ಯ ಭಾಷೆಯಲ್ಲಿ ಬರೀತಾರೆ. ಉಳಿದವರು ಏನಾಗುತ್ತೆ ಅಪಾರ್ಥ, ಸೂರ್ಯಚಂದ್ರ ಕಣ್ಣುಗಳಾದ್ದರಿಂದ ಅವರಿಬ್ಬರು ಹೋದ ಪರಮಾತ್ಮ ಕುರುಡ ಆಗಿರ್ತಾನೆ. ಆ ರೀತಿ ಅರ್ಥ ಮಾಡಬಾರ್ದು, ಸೂರ್ಯಚಂದ್ರ ಪರಮಾತ್ಮನ ಕಣ್ಣುಗಳಿಂದ ಅವತಾರ ಮಾಡುತ್ತಿದ್ದಾರೆ, ಅಲ್ಲೇ ಆಶ್ರಯಿಸಿ ಬದುಕಿದ್ದಾರೆ ಅಂತ ಅರ್ಥ ಮಾಡಬೇಕು. ವೇದ ಅರ್ಥ ಮಾಡೋ ರೀತಿಯಲ್ಲಿ ಇದು ನಾರದೀಯ ವಚನ ನಾಭೇದೋಕ್ತಿ ವಿರೋಧ, ನಾರದೀಯ ಪುರಾಣ ಹೇಳೋದ್ರಿಂದ ಐಕ್ಯವನ್ನು ಹೇಳೋದಕ್ಕೆ ಹೋಗಬಾರ್ದು. ಬ್ರಾಹ್ಮಣೋಸ್ಯ ಮುಖಮಾಸಿ ಇತ್ಯಾದಿಗಳು. ಓ ಮತ ಏವ ಅದೇವತಾ ಭೂತಂಚ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಅಗ್ನಿ ಎಂಬ ದೇವತೆಯೂ ವೈಶ್ವಾನ ಶಬ್ದವಾಚ್ಯನಲ್ಲ, ಅಗ್ನಿ ಎಂಬ ಭೂತಾಗ್ನಿಯೂ ಕೂಡ ಆ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ ಇದೆಯಲ್ಲ ಅದು ಕೂಡ ವಾಚ್ಯವಾದದ್ದಲ್ಲ. ಪಂಚಭೂತಗಳಲ್ಲಿರ್ತಕ್ಕಂಥ ತೇಜಸ್ಸು ಕೂಡ ವೈಶ್ವಾನ ಶಬ್ದವಾಚ್ಯವಾದದ್ದಲ್ಲ, ಅಗ್ನಿ ಅಂತಕ್ಕಂಥ ದೇವತೆಯೂ ಕೂಡ ವೈಶ್ವಾನ ಶಬ್ದವಾಚ್ಯವಾದದ್ದಲ್ಲ. ಯಾರು ವಾಚ್ಯರಾದವರು? ವಿಷ್ಣುವೇ ವಾಚ್ಯನಾಗಿದ್ದಾನೆ. ಅಗ್ನಿರ್ ವೈಶ್ವಾನ ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸ್ಸು ಭೂತೇ ಅಗ್ನಿದೇವತಾಯಾಂಚ ಅಗ್ನಿಸ್ತೋಪಿ ಅತಃ ಪೂರ್ವೋಕ್ತ ಹೇತುಕ ಏವ ಅತ್ರ ಸತ್ಯ ವಿಲೀಯತೆ. ಅತಏವ ಅತಏವ ಪ್ರಾಣ ಅಂತಲ್ಲ ಹಾಗೆ ತನ್ನಿಂಗಾರ್ಥ ಹೇಳಿದ್ರೆ ಅದೇ ರೀತಿ ಹಿಂದೆ ಕೊಟ್ಟ ಕಾರಣದಿಂದಾಗಿಯೇ ಇಲ್ಲಿ ಭೂತ ಶಬ್ದಕ್ಕೂ ತೇಜಸ್ಸಂತಿದ್ರು ಕೂಡ ಅಗ್ನಿಗೂ ತೇಜಸ್ಸಂತಿದ್ರು ಕೂಡ ವೈಶ್ವಾದ ಶಬ್ದದಿಂದ ಅವನು ತಗೊಳ್ಳಕ್ಕೆ ಬರೋದಿಲ್ಲ. ಓಂ ಸಾಕ್ಷಾತ್ ಸವಿರೋ ಸಂಜಯ್ ಮುನಿಹಿ. ಈಗ ಕೆಲವು ಹೊಸ ವಿಚಾರ, ಇದಕ್ಕೆ ಎಷ್ಟಿರ ವಿಷಯ ಮುಗಿತು. ಈ ಅಧಿಕಾರ ಸಂಬಂಧಪಟ್ಟಂತೆ ಕೆಲವು ವಿಚಾರ ನಿಷೇಧಿಸುತ್ತ. ಹಾಗಿದ್ದರೆ ಭಾಳ ಇಂಪಾರ್ಟೆಂಟ್, ವೈಶ್ವಾದರ ಶಬ್ದ ವಿಷ್ಣುವನ್ನು ಹೇಳುತ್ತೆ ಅಂತ ಹೇಳಿ ಆಯ್ತು ನೀವೀಗ. ಹಾಗಿದ್ರೆ ಅಗ್ನಿ ಹೇಳುತ್ತೋ ಇಲ್ಲ, ಹಾಗಿದ್ರೆ ಅರ್ಥ ಆಯ್ತಾ? ಅಗ್ನಿ ಹೇಳುತ್ತೋ ಇಲ್ವೋ? ಇದೊಂದು ವಿಚಾರ ಮಾಡಿ, ಈಗ ನಮ್ಮ ಪ್ರಕಾರ ವಿಚಾರ ಮಾಡಿ. ನಮ್ಮ ನೀರು ಒಂದು ಏನರ್ಥ? ನಿಮ್ಮ ಪ್ರಕಾರ ಎಲ್ಲ ಶಬ್ದ ಪರಮಾತ್ಮನ ಹೇಳುತ್ತೆ ಅಂದ್ಮೇಲೆ ನೀರು ಒಂದು ಏನರ್ಥ? ಪರಮಾತ್ಮ ಅಂತಾರೆ. ಊಟಕ್ಕೂ ನೀರು ತೊಂಬ ಅಂತ ಹೇಳಿದ್ರು, ಸಾಲಿಗ್ರಾಮ ತಂದಿತ್ತ, ಏನು ಮಾಡ್ತೀರ ಹಾಗಿದ್ರೆ? ನಿಮ್ಮ ಪ್ರಕಾರ ಸರ್ವಸಂತವಾಗ ದೇವರಿಗೆ ಇದೆಯಲ್ಲ, ಮತ್ತೆ ಏನು ತಂದ್ರು ದೇವರು ತಂದಿದ್ರು, ಒಂದೊಂದು ಬೂತಿಯಲ್ಲಿ ತಂದಿದ್ದು, ಏನು ಮಾಡ್ತೀರ ಹಾಗಿದ್ರೆ? ಅಂದರೆ ಅದಕ್ಕೆ ಹೇಳ್ತಾರೆ, ದೇವರಲ್ಲಿ ಎಲ್ಲ ಶಬ್ದಗಳು ಹೇಳುತ್ತೆ ಅಂತ ಹೇಳಿದ್ದೀರಿ. ಈಗ ಉಳಿದ ಶಬ್ದ ಹೇಳುತ್ತೆ ಇಲ್ಲ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಉಳಿದ ಶಬ್ದಗಳು ಉಳಿದವನ್ನು ಹೇಳುತ್ತೆ. ನೀರು ಅಂದರೆ ದೇವರು ಅಂತೂ ಅರ್ಥ, ನೀರು ಅಂದರೆ ನೀರು ಅಂತೂ ಅರ್ಥ, ನೀರು ಅಂದರೆ ವರ್ಣ ಅಂತಲೂ ಅರ್ಥ, ನೀರು ಅಂದರೆ ವರ್ಣ ಅಂತಲೂ ಅರ್ಥ, ನಾವು ಕುಡಿಯೋ ನೀರು ಅಂತಲೂ ಅರ್ಥ, ಮತ್ತು ದೇವರು ಅಂತಲೂ ಅರ್ಥ. ಆಗ ಪ್ರಶ್ನೆ ಬರುತ್ತೆ, ಈ ಅರ್ಥ ಹೇಗೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಓಂ ಸಾಕ್ಷಾತ್ ಕವಿರೋಧಂ ಜೈಮಿನಿ. ಈ ಸೂತ್ರ ಇದೆ, ಓಂ ನಾಜ್ಞಾದಯ ಶಬ್ದಾಃ ನಾಜ್ಞಾದಿ ವಾಚಕಾಃ ತಥಾಪಿ ಸಾಕ್ಷಾದೇವ ಅನನ್ಯ ಯೋಗೇನ ಬ್ರಹ್ಮವಾಚಕೈ ಶಬ್ದೈಃ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತಿ ಇತ್ಯಭಿಗುಪ್ಯ ಮೇ ಅಪಿ ಅವಿರೋಧಂ ಜೈಮಿನಿ ಮುಕ್ತಿ. ಗೊತ್ತಾಯ್ತಾ? ಅವ್ರು ಹೇಳ್ತಾರೆ, ಹೌದು, ವಿಷ್ಣುವನ್ನೇ ಹೇಳ್ತಕ್ಕಂಥ ಶಬ್ದ ಅದು, ನಾವೇನು ಮಾಡಿದ್ದೇವೆ ವ್ಯವಹಾರಕ್ಕೋಸ್ಕರವಾಗಿ ಆ ಶಬ್ದವನ್ನು ಇಲ್ಲಿ ಬಳಸ್ತೇವೆ ಅಂತ ಜೈಮಿನಿಗಳು ಹೇಳ್ತಾರೆ. ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ವಿಷ್ಣುವನ್ನೇ ಎಲ್ಲ ಶಬ್ದಗಳು ಹೇಳಿದ ಮೇಲೆ ಬೇರೆ ಪದಾರ್ಥ ಹೇಳುತ್ತಾ ಇಲ್ಲ ಅಂತ ಪ್ರಶ್ನೆ. ಈಗ ಆ ಜೈಮಿನಿಗಳು ಹೇಳ್ತಾರೆ, ಬೇರೆ ಪದಾರ್ಥ ಹೇಳ್ತಾ ಇದೆ, ವ್ಯವಹಾರಕ್ಕೋಸ್ಕರ ಬಳಸ್ತಾ ಇದ್ದೇವೆ ನಾವು, ನೀರು ಅಂದರೆ ನಾರಾಯಣ ಹೌದು, ನೀರು ಕುಡಿಯೋ ನೀರು ಹೌದು, ನಾವು ತಗೋತೇವೆ ಅಂತ ಜೈಮಿನಿಗಳು ಹೇಳಿದರು. ಆಮೇಲೆ ಓ ಅಭಿವ್ಯಕ್ತಿಯ ರೀತಿ ಆಶ್ವರತ್ಯ, ಆಶ್ವರತ್ಯ ಹೇಳ್ತಾರೆ, ಇಲ್ಲ ಅಗ್ನಿ ಅಂದರೆ ವಿಷ್ಣುನೂ ಹೌದು, ಅಗ್ನಿ ಅಂದರೆ ಇನ್ನು ಇದೇನ ಹೇಳ್ತೀನಿ ನಾನು, ಅಗ್ನಿ ಅಂದರೆ ವಿಷ್ಣುನೂ ಹೌದು, ಅಗ್ನಿ ಅಂದರೆ ಈ ಬೆಂಕಿನೂ ಹೌದು. ಯಾತಕ್ಕೆ ಅಂದರೆ ಈ ಅಗ್ನಿಯೊಳಗೆ ಪರಮಾತ್ಮ ಅಭಿವ್ಯಕ್ತನಾದ್ರಿಂದಾಗಿನೇ ಎರಡು ಹೆಸರು ಕೊಡುತ್ತೆ ಅಂತ ಹೇಳಿದ್ದೆ. ಆಶ್ವರತ್ಯರು ಹೀಗೆ ಹೇಳಿದ್ದೆ, ಅರ್ಥ ಆಯ್ತಾ? ಆಮೇಲೆ ತತ್ರ ತತ್ರ ಪ್ರಸಿದ್ಧ ಅಜ್ಞ ಪ್ರಸಿದ್ಧವಪಿ ಅಜ್ಞಾದಿಷು ಬ್ರಹ್ಮಣೋ ಅಭಿವ್ಯಕ್ತೇ ಅಜ್ಞಾದಿ ಸುತ್ತ ನಿಯಮ ಇತಿ ಆಶ್ವರತ್ಯ. ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ಆಯಾ ಇದರೊಳಗೆ ಏನು ಮಾಡ್ತಾನೆ, ವಿಶೇಷವಾಗಿ ಅಭಿವ್ಯಕ್ತಿ ಮಾಡ್ತಾ ಹೋಗ್ತಾನೆ. ಅಗ್ನಿಯಲ್ಲಿ ತನ್ನ ಅಗ್ನಿಶಕ್ತಿಯನ್ನು ಮಾಡ್ತಾನೆ, ನೀರಿನಲ್ಲಿ ಜಲಶಕ್ತಿಯನ್ನು ಆವಿರ್ಭಾವ ಮಾಡ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವೀಗ, ಅಗ್ನಿ ಮೊದಲಾದವುಗಳನ್ನು ಅಗ್ನಿ ಅಂತ ಕರೀತೇವೆ ಅಂತ ಹೇಳಿ ಆಶ್ವರತ್ಯರು ಹೇಳಿ. ಅನುಸ್ಮೃತೆಯೇ ಬಾದರಿಹಿ, ಓಂ ಅನುಸ್ಮೃತೆಯೇ ಬಾದರಿಹಿ. ಓಂ ಬಾದರಿ ಅಂತ ಒಬ್ಬ ಆಚಾರ್ಯರಿದ್ದಾರೆ, ಒಬ್ಬರು ಜೈಮಿನಿ ಆಚಾರ್ಯರು, ಇನ್ನೊಬ್ಬರು ಆಶ್ವರತ್ಯರು, ಇನ್ನೊಬ್ಬರು ಬಾದರಿಗಳು. ಅವರು ಹೇಳ್ತಾರೆ, ತತ್ರ ತತ್ರ ಸತ್ಯ ಮೋಹೋ ಅಜ್ಞಾದಿಷು ತತ್ಪರ್ಯಮಾನತ್ವ ತನ್ನಿಯಮ ಆಯ್ಕೆ ಬಾದರಿ. ವಿಷ್ಣುವಿನ ಯಾವ್ಯಾವ ಗುಣಗಳಿವೆಯಲ್ಲ, ಯಾವ ರೂಪಗಳಿವೆಯಲ್ಲ, ಅದನ್ನು ಅಜ್ಞಾದಿಗಳಲ್ಲಿ ಚಿಂತನೆ ಮಾಡ್ತೇವೆ, ಆದ್ದರಿಂದ ಆ ರೀತಿ ಕರೀತೇವೆ ಅಂತ ಅವ್ರು ಹೇಳಿದರು. ಮೂರಾಯ್ತು ಈಗ, ಬಾದರಿಗಳು, ಜೈಮಿನಿಗಳು, ಕಾಶಕೃಷ್ಣರು, ಆಶ್ವರತ್ಯರು, ಬಾದರಿಗಳು, ಮೂರು ಜನ ಹೇಳಿದರು. ಆಗ ಜೈಮಿನಿಗಳು ಹೇಳ್ತಾರೆ ಮತ್ತೆ, ಓಂ ಸಂಪತ್ತೇ ರೀತಿ ಜೈಮಿನಿ ಸಮಾಯಿ ದರ್ಶಯತಿ ಓಂ ಸಾಕ್ಷಾದ ಪ್ರವಿರೋ ಸಂವದನ್ ಜೈಮಿನಿ ಸೂಕ್ತಾದಿ ನಿಯಮಂ ಅಜ್ಞಾದಿ ಸಂಪ್ರಾಪ್ತಿಯ ಮನ್ಯತೆ. ವಿರೋಧವನ್ನು ಹೇಳ್ತಕ್ಕಂಥ ಜೈಮಿನಿಗಳು ಅಗ್ನಿ ಸೂಕ್ತ ವರ್ಣ ಸೂಕ್ತ ಇತ್ಯಾದಿ ನಿಯಮವನ್ನು ಅಜ್ಞಾದಿಗಳ ಸಂಪ್ರಾಪ್ತಿಯ ನಿಮಿತ್ತದಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ಕಾರಣನೂ ಕೊಟ್ಟರು. ತಂತ ಯಥಾ ಯಥಾ ಉಪಾಸತೆ ಅದೇ ಭಗವತಿ ಇತಿ ತರಿತೇ ಇತಿ. ಆ ರೀತಿ ಉಪಾಸನೆ ಮಾಡೋದ್ರಿಂದ ಆಯಾ ವಸ್ತುವನ್ನು ಪಡೆಯಲಿಕ್ಕೆ ಬರುತ್ತೆ ಅನ್ನೋ ಕಾರಣದಿಂದ ಅಗ್ನಿ ಸೂಕ್ತ ವರ್ಣ ಸೂಕ್ತ ಅಂತ ಕರೆದಿದ್ದಾರೆ ಅಂತ ಹೇಳಿ ಈಗ ಹೇಳ್ತಾರೆ. ನಹಿ ಅನ್ಯೋಪಾಸಕು ಅನ್ಯಂ ಪ್ರಾಪ್ತತೆ ಇತಿ ವಿದ್ಯತೆ ಇತ್ಯತಃ. ಅಲ್ರಿ, ಯಾರನ್ನೋ ಉಪಾಸನೆ ಮಾಡಿದರೆ ಯಾರು ಹೇಗಾಗ್ತಾರೆ ಅಂತ ಕೇಳಿದರೆ, ಓಂ ಆಮನಂತಿತ ಏನಂ ಅಸ್ಮಿನ್ ಓಂ, ಓಂ ಆಮನಂತಿತ ಏನಂ ಅಸ್ಮಿನ್ ಓಂ, ಏನಂ ವಿಷ್ಣು ಅಸ್ಮಿನ್ ಅಗ್ನೌ ಅಜ್ಞಾದೌ ಆಮನಂತಿ. ವಿಷ್ಣುವನ್ನು ಅಜ್ಞಾದಿ ದೇವತೆಗಳೊಳಗೆ ಸನ್ನಿಹಿತನಾಗಿದ್ದಾರೆ ಅಂತ ಹೇಳೋದರಿಂದ ಆಯಾ ರೂಪಗಳಿಂದ ಸನ್ನಿಹಿತನಾದ ಭಗವಂತನನ್ನು ಅಗ್ನಿ ಬದಲಾದ ಆಯಾ ದೇವತೆಗಳಲ್ಲಿ ಆರಾಧನೆ ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ, ಅಂಥದ್ದ ಶಕ್ತಿಯನ್ನು ಅನುಗ್ರಹವನ್ನು ವ್ಯಕ್ತಿ ಮಾಡೋದರಿಂದ ಅಂಥ ವ್ಯವಹಾರ ಬಂದಿದೆ ಅಂತ ಹೇಳಿ ಜೈಮಿನ್ಯಾಚಾರ್ಯ ಹೇಳಿದರು. ಯೋ ಏವಂ ಏನಂ ವಿಷ್ಣು ಅಸ್ಮಿನ್ ಅಜ್ಞಾದೌ ಆಮನಂತಿ. யோ அக்னௌ திஷ்டன் ஏஷா தேஜஸ்மின் அக்னௌ தேஜோமயோ அமிர்தமயஹ புருஷஹ இத்யாதினா. ಈ ಪುರುಷ ಅಜ್ಞಾದಿ ರೂಪದಿಂದ ಪರಮಾತ್ಮ ಅಜ್ಞಾದಿಗಳಿದ್ದಾನೆ ಅಂತ ಹೇಳೋದಕ್ಕೆ ಸ್ಪಷ್ಟ ಶ್ರುತಿಗಳು ಉಂಟು ಅಂತ ಹೇಳಿದರು. ಇಲ್ಲಿ ವೈಶ್ವಾನಾಧಿಕರಣ ಮುಗಿದು. ಇಲ್ಲಿ ಒಂದು ಕಾನ್ಸೆಪ್ಟ್ ಉಳ್ಕೊಂಡು ಏನು ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಉಳ್ಕೊಂಡಿದೆ. ಏನು ಅಂದರೆ ಒಬ್ಬ ಜೈಮಿನಿಗಳು, ಆಶ್ವರಥ್ಯರು, ಆಮೇಲೆ ಬಾದರಿಗಳು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ಅಜ್ಞಾದಿ ಸೂಕ್ತಗಳನ್ನು ವಿಷ್ಣು ಸೂಕ್ತ ಅಂತ ಕರೆದ ಮೇಲೆ ಅಜ್ಞಾದಿ ಸೂಕ್ತ ಅಂತ ಯಾತಕ್ಕೆ ಕರಿತೀರಿ ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟರು. ಇವರೆಲ್ಲ ಮೂರು ಜನ ಯಾರು, ಇವರೆಲ್ಲ ಕೂಡ ವೇದವ್ಯಾಸರ ಶಿಷ್ಯರು, ಗೊತ್ತಾಯ್ತಾ? ಇವ್ರು ಹೇಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದಾಗ ಅವರು ಖಂಡನೆ ಮಾಡ್ತಾರೋ ಅಂತ ಪ್ರಶ್ನೆ ಬಂದಿದೆ. ಉಳಿದವರು ಏನು ಮಾಡಿದ್ದಾರೆ, ಶಂಕರ ಭಾಷ್ಯ ರಾಮಾನುಜ ಭಾಷ್ಯದಲ್ಲಿ ಅವರು ತಪ್ಪು ಹೇಳಿದ್ದಾರೆ, ವೇದವ್ಯಾಸರು ಅವ್ರನ್ನ ಖಂಡನೆ ಮಾಡ್ತಾರೆ ಅಂತ ಅರ್ಥ ಬರೀತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ರೆ ಎಲ್ಲ ಭಾಷ್ಯಕಾರರು ಏನು ಮಾಡಿದರು ಅಂದರೆ ವೇದವ್ಯಾಸದೇವರು ಖಂಡನೆ ಮಾಡೋಕ್ಕೋಸ್ಕರ ಕೋರ್ಟ್ ಮಾಡ್ತಿದ್ದಾರೆ. ಎಷ್ಟು ಆಭಾಸ ಲೆಕ್ಕ ಹಾಕಿ ತಮ್ಮ ಶಿಷ್ಯರಿಗೆ ತಪ್ಪಾತ ಹೇಳಿಕೊಟ್ಟು ಅದನ್ನು ಖಂಡನೆ ಮಾಡಿದರೆ ಯಾವ ವೇಷ ಇದಾಗ್ತಾರೆ ಯೋಚನೆ ಮಾಡಿ. ಕಾಮನ್ ಸೆನ್ಸಿಗೆ ಅಪೋಸ್ ಹೇಳಿದರು ಅದು. ಅಂದರೆ ವೇದವ್ಯಾಸರ ಶಿಷ್ಯರು ತಪ್ಪು ಹೇಳ್ತಾರೆ ಅಂತ ಆಗುತ್ತಲ್ಲ, ಈ ಮಧ್ಯೆ ಗುರುಗೈ ಬೈಸಿರ್ತಾರೆ ಅಂತ ಆಗುತ್ತಾ ಇಲ್ಲ. ಉಳಿದವರು ಯಾರಿಗೂ ಗೊತ್ತಾಗಲಿಲ್ಲ, ಆಚಾರ್ಯ ಬರೀತಾರೆ. ಅದು ನೋಟಿ ವ್ಯಾಸ ಚಿತ್ತ ಚಿತ್ತಾಕಾಶ ಇದ್ದಿದ್ದಾರೆ. ಹಿಂದಿನ ವಾಕ್ಯ ತಗೊಳ್ಳಿ, 28 ಸೂತ್ರಕ್ಕೆ ಓದಿ. ಈಗ ಆ ವಾಕ್ಯ ಬಿಟ್ಟಿದ್ದೆ ಓದಿದ್ದಿಲ್ಲ. ವ್ಯಾಸ ಚಿತ್ತ ಚಿತ್ತಾಕಾಶ ಅವಚ್ಛಿನ್ನಾನಿ ಕಾಣಿಸಿತ್ ಅನ್ನೇ ವ್ಯವಹಾರಂಚೇತಾನ್ ಗುರೀಕೃತ್ಯ ಗೃಹಾಧಿವತ್ ಇದು ಸ್ಕಾಂದವಚನಾತ್ ನ ಮತಾನ ಪರಸ್ಪರ ವಿರೋಧ. ಬಹಳ ಇಂಪಾರ್ಟೆಂಟ್ ಇದು. ವೇದವ್ಯಾಸ ದೇವರು ಶಿಷ್ಯರನ್ನು ಕೋರ್ಟ್ ಮಾಡ್ತಾ ಇರೋದು ಅವರು ಇಷ್ಟೆಷ್ಟು ಹೇಳಿದ್ದಾರೆ ತಿಳ್ಕೊಳ್ಳಿ ಅಂತ ಅಷ್ಟೇ ಹೊರತು ಖಂಡನೆ ಮಾಡಲಿಕ್ಕೆ ಅಂತ ಕೋರ್ಟ್ ಮಾಡ್ತಾ ಇಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಖಂಡನೆ ಮಾಡಲಿಕ್ಕೆ ಅಂತ ಕೋರ್ಟ್ ಮಾಡ್ತಾ ಇಲ್ಲ, ಅವ್ರ ವ್ಯೂಸನ್ನು ಹೇಳಿಕೊಂಡು ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಅದು ತಿಳ್ಕೊಂಡಿದ್ದು ಸರಿನೇ, ಅವರೆಲ್ಲ ಪಾರ್ಶಿಯಲಿ ದೇ ಆರ್ ಕರೆಕ್ಟ್. ಫುಲ್ ವ್ಯೂನು ವೇದವ್ಯಾಸ ಹೇಳ್ತಾ ಇತ್ತು, ಪೂರ್ತಿ ವಿಷಯ ವೇದವ್ಯಾಸ ಹೇಳ್ತಾ ಇದ್ದಾರೆ. ಶಿಷ್ಯರು ಹೇಳ್ತಾರೆ ಅಂತ ಹೇಳಿದರೆ ಅವ್ರು ಸರಿಯಾಗಿ ಹೇಳ್ತಾರೆ ಅಂತಲೇ ಅರ್ಥ. ಸರಿಯಾಗಿ ಹೇಳ್ತಾ ಇದ್ದಾರೆ, ಇವರು ಈ ಆ್ಯಂಗಲಲ್ಲಿ ಇವರು ಹೇಳ್ತಾರೆ, ಈ ಆ್ಯಂಗಲಲ್ಲಿ ಇವರು ಹೇಳ್ತಾರೆ, ಆಲ್ ಆರ್ ಕರೆಕ್ಟ್ ಅಂತ ಹೇಳಿ ಅರ್ಥ. ಅಭಿವ್ಯಕ್ತಿ ಇರೋದು ಹೌದು, ವ್ಯವಹಾರಕ್ಕೋಸ್ಕರ ಹೇಳೋದು ಹೌದು, ಉಪಾಸನೆ ಮಾಡಿದ್ರೆ ಫಲ ಸಿಗೋದು ಹೌದು. ಮೂರು ಕಾರಣಗಳು ಸೇರಿ ಹೇಳ್ತಿದ್ದಾರೆ, ಅದು ಸರಿಯಲ್ಲ. ಅವ್ರು ಹೇಳಿದ್ದೇನು ತಪ್ಪಲ್ಲ ಅಂತ ಹೇಳಿ, ಇವ್ರ ಮಾತೆಲ್ಲ ಖಂಡನೆ ಅಂತ ಆಯ್ತು, ಆಚಾರ ಮತ್ತು ಸಮರ್ಥನೆ ಅಂತ. ಡಿಫ್ರೆನ್ಸ್ ಗೊತ್ತಾಯ್ತಾ? ವೇದವ್ಯಾಸರ ಶಿಷ್ಯರನ್ನು ಕೊಂಡಾಡೋಕ್ಕೋಸ್ಕರವಾಗಿ ಶಿಷ್ಯರನ್ನ ಯಾಕೆ ಕೋರ್ಟ್ ಮಾಡಿದ್ರು ವೇದವ್ಯಾಸರು ಅಂದರೆ, ಕೋರ್ಟ್ ಮಾಡಿದಾಗ ಗೌರವ ಬರುತ್ತೆ, ಗೌರವ ಬರುತ್ತೆ, ಖುಷಿಯಿಂದ ಕೇಳ್ತ ಹಬ್ಬ ಅವರು ಇದ ವ್ಯಾಸರಾಗಿ ಕೊಂಡಾಡಲಿಲ್ಲ, ಶ್ರೀಪಾದರಾಜ ವ್ಯಾಸರಾಗಿ ಕೊಂಡಾಡಿದ್ರಲ್ಲ, ಇದರ ರಾವನಿಗೆ ವ್ಯಾಸ ಮುನಿರಾಯ ಏನಾಯ್ತದರಿಂದ ವ್ಯಾಸರಾಗಿ ಗೌರವ ಬರುತ್ತೆ. ದಾಸರೆಂದರೆ ಪುರಂದರ ದಾಸರಯ್ಯ ಆ ರೀತಿ ಹೇಳಿದ್ದಕ್ಕೆ ಏನಾಯಿತು, ಪುರಂದರಾಸರ ಕೀರ್ತಿ ಜಾಸ್ತಿ ಆಯಿತು. ಅದಕ್ಕೆ ನಮ್ಮ ಶಿಷ್ಯರ ಕೀರ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ವೇದವ್ಯಾಸ ಹೇಳ್ತಾರೆ ಹೊರತು ಖಂಡನೆ ಮಾಡಿ ಕೇಳ್ತಾ ಇಲ್ಲ. ಏನು ಕರೆಕ್ಟ್ ಇದೆ ಸೆಲವು ಕೂಡ, ಎಷ್ಟು ಡಿಫ್ರೆನ್ಸ್ ಗೊತ್ತಾಯಿತು? ವೇದವ್ಯಾಸ ಗುರುದ ಭಾಷ್ಯಕ್ಕೆ ವಜ್ರಾಚಾರ್ಯ ಭಾಷ್ಯಕ್ಕೂ ಇದು ಆಚಾರ್ಯದಿಂದ ಹೋಗಿದ್ದರೆ ಎಷ್ಟು ಜನ ಬೈದಾಗ ಆಗ್ತಿತ್ತು. ನಾವೀಗ ಜಮೀನಿಯಾದ ಶಿಷ್ಯರನ್ನು ಬೈದರೆ ವೇದವ್ಯಾಸ ಸಿಟ್ಟು ಬರುತ್ತಾ ಇಲ್ಲ, ದೇವರ ಅನುಗ್ರಹ ಪಾತ್ರ ಆಗೋದು, ವಿಗ್ರಹ ಪಾತ್ರ ಆಗ್ತಾ ಇತ್ತು. ಆಚಾರ ಹೊಸ ಅರ್ಥವನ್ನು ಹೇಳುತ್ತಾ ಎಲ್ಲರೂ ಸರಿ ಹೇಳಿದ್ದಾರೆ ಅಂತ ಹೇಳಿ. ಇದರ ಅರ್ಥ ಏನು ಅಂದರೆ ಅಗ್ನಿ ಸೂಕ್ತ, ವರ್ಣ ಸೂಕ್ತ ಇತ್ಯಾದಿ ಹೇಳಿದಾಗ ಮುಖ್ಯವಾಗಿ ಎಲ್ಲ ವಿಷ್ಣು ಸೂಕ್ತಗಳೇನು, ಅದೇನು ಮಾಡಬೇಕು ನಾವೀಗ? ಎಲ್ಲ ಉಪಾಸನೆ ಮಾಡಿ ಬೇರೆ ಹೆಸರು ನಮಗೆ ಸಿಗೋದಿಲ್ಲ, ಅದಕ್ಕೆ ವರ್ಣಾದಿಗಳನ್ನು ವ್ಯವಹಾರ ಮಾಡೋದಕ್ಕೋಸ್ಕರ ಆ ಪದಗಳ ಅಲ್ಲಿ ರಿಪೀಟ್ ಮಾಡ್ಕೋತೇವೆ. ಇನ್ನೊಂದು ಅರ್ಥದೊಳಗೆ ವರ್ಣಾದಿ ರೂಪದಿಂದ ಪರಮಾತ್ಮ ವರ್ಣಾದಿಗಳು ಸನ್ನಿಹಿತನಾಗಿದ್ದು ಕೆಲಸ ಮಾಡ್ತಾನಾದ್ದರಿಂದ ಆ ಸೂಕ್ತಗಳು ಕರೆಕ್ಟ್ ಆಗುತ್ತೆ. ಜೊತೆಗೆ ಆಯಾರಿಗೆ ಉಪಾಸನೆ ಮಾಡೋದ್ರಿಂದ ಆಯಾ ಫಲ ಬರುತ್ತೆ. ರಾಯರು ತೇಯ್ತಾ ಇದ್ರು, ಅಗ್ನಿ ಸೂಕ್ತ ಹೇಳಿಬಿಟ್ರು, ಬೆಂಕಿ ಬರೋದು ಶುರುವಾಗಿ. ಅರ್ಥ ಆಯ್ತಾ? ಈಗ ಈ ಕರೆಂಟ್ ಎಲ್ಲ ಒಂದೇ ಇದೆ, ಕೆಲವು ಹಾಕಿದರೆ ಫ್ಯಾನ್ ಬರುತ್ತೆ, ಕೆಲವು ಹಾಕಿದರೆ ಲೈಟ್ ಬರುತ್ತೆ, ಕೆಲವು ಹಾಕಿದರೆ ಎಲ್ಲ ಹಾರಿ ಹೋಗುತ್ತೆ ಬೆಳೆ ಸ್ವಿಚ್ ಹಾಕಿದ್ರೆ. ಇದೆಲ್ಲ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿರೋದನ್ನ ಎಲ್ಲ ಕರೆಂಟ್ ಒಂದೇ ಆಗಿದ್ದರು ಕೂಡ ಅಂದರೆ ಯಾಕೆ ಡೀಲಿಂಗ್ ಮಾಡ್ಕೊಂಡಿದ್ದೆ ನಾವು? ಆಯಾ ಪರ್ಪಸ್ ಉಪಯೋಗಗಳಂತೆ ಮಾಡ್ಕೊಂಡಿದ್ದೆ. ಆದರೆ ಎಲ್ಲ ಹೆಸರು ದೇವರ ಹೆಸರಾದರೂ ಕೂಡ ನಮಗೇನೇನು ಬೇಕೋ ಅದಕ್ಕೆ ತಕ್ಕಂತೆ ಆರಾಧನೆ ಉಪಯೋಗ ಮಾಡ್ಕೋಬೇಕಲ್ಲ, ಆ ಹೆಸರಿಂದ ನಾವು ಆರಾಧನೆ ಮಾಡ್ತೇವೆ, ಆದ್ದರಿಂದ ತಪ್ಪಲ್ಲ ಅಂತ ಹೇಳಿ ತೀರ್ಮಾನ ಕೊಟ್ಟು ಇಲ್ಲಿಗೆ ಆ ವಿಷಯ ಮುಗಿದು ಎರಡನೇ ಪಾದ ಮುಗಿದಿದೆ. ಇನ್ನು ಮೂರನೇ ಪಾದ ಶುರು ಮಾಡ್ತೀವಿ. ಮೂರನೇ ಪಾದ ಏನು ಹೇಳಬೇಕೀಗ? ಉಭಯತ್ರ ಪ್ರಸಿದ್ಧವಾದ ನಾಮಲಿಂಗಾತ್ಮ ಗೋಟಿಗೆ ಹೇಳಿಬಿಡ್ತಾರೆ. ಉಭಯತ್ರ ಪ್ರಸಿದ್ಧವಾದ ನಾಮಲಿಂಗಾತ್ಮ ಶಬ್ದಗಳ ಸಮನ್ವಯ ಮಾಡ್ತಾರೆ. ಅದನ್ನು ಮಧ್ಯಾಹ್ನ 2:30 ಶುರು ಮಾಡಿ. ಈ ಮಹಾಪೂಜೆ ಆಗ್ತಾ ಇದೆ, ಎಲ್ಲರಲ್ಲಿ ಹೋಗಿಬಿಟ್ಟು ತೀರ್ಥ ಪ್ರಸಾದ ಆದಮೇಲೆ ಮೂರನೇ ಪಾದ ಶುರು ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತ ಯದವೋ ಶಮಹಂ ತೇನ ಪ್ರಿಯತಾ ಕಮಲಾಲಯ. 3 ಗಂಟೆಗೆ 2:30ಗಲ್ಲ, 3 ಗಂಟೆಗೆ ಬರ್ತೀವಿ. ಬ್ರೆಸ್ಟ್ ಡೌನ್ ಬರ್ಬೋದು.